ಪ್ರದಾಯ ಧ್ಯಾನಪ್ರದಾಯ ವಿಪದಾಸುರ ಸೌಖ್ಯ ದುಃಖ ಸತ್ಕಾರಣಾಯುಕ್ತಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಈ ಮಧ್ವಾಚಾರ್ಯ ಸೇವಾ ಸಂಘ ಅರ್ಚನೆ ಮಾಡತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಿರಂತರ ಪರವಾಗಿ ಪೂಜ್ಯ ಗುರುಗಳನ್ನು ಸ್ವಾಗತ ಮಾಡ್ತೇನೆ. ಈ ಸರ್ವಮೂಲ ಪಾಠ 2000 ಪ್ರಾರಂಭ ಆಯಿತು ಚೆನ್ನೈನಲ್ಲಿ. ಈ ಸರ್ವಮೂಲ ಪಾಠಕ್ಕೂ ನಮ್ಮ ಸ್ವಾಮಿಗಳಿಗೆ ವಿಜಯ ಸ್ವಾಮಿಗಳಿಗೆ ಸಂಬಂಧ ಜಾಸ್ತಿ ಉಂಟು. ಯಾಕಂದ್ರೆ 2000 ನಾವು ಚೆನ್ನೈಯಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತ ಹೇಳೋದಕ್ಕೆ ಇದು ಚೆನ್ನೈಯಲ್ಲಿ ಬೆಳಗ್ಗೆ ಸಾಯಂಕಾಲದವರೆಗೆ ಕಾರ್ಯಕ್ರಮ ನಡೀತದೆ, ಫುಲ್ ಡೇ ನಡೀತದೆ, ಒಂದು 6 ಅವರ್ ಪಾಠ ನಡೀತದೆ. ಸೊ ಎಲ್ಲ ಬೇರೆ ಬೇರೆ ಕಡೆಯಿಂದ ಬರುವವರು ಅವರಿಗೆಲ್ಲ ಎಲ್ಲ ತೀರ್ಥ ಪ್ರಸಾದ ವ್ಯವಸ್ಥೆ ಮಾಡಬೇಕಂದ ತಕ್ಷಣ ಪೂಜ್ಯ ವಿಜಯ ದೊಡ್ಡ ಸ್ವಾಮಿಗಳವರು ತಕ್ಷಣ ಉಪಯೋಗಿಸಬೇಕು. ಅವರಿಂದ ಇವರಿಗೆ ಈ ಕಾರ್ಯಕ್ರಮ ಪೇಜಾವರ ನಡೆಸಿದೆ, ಶ್ರೀನಗರ ನಡೀತಾ ಇದೆ. ಅದಕ್ಕೆ ಪೂಜ್ಯ ಶ್ರೀಪಾದಗಳು ಬಂದದ್ದು ನನಗೆ ತುಂಬ ಸಂತೋಷ ಇದೆ. ಅವರ ಕಾರ್ಯಕ್ರಮವೇ ಅವರು ಬಂದದ್ದು ನಮಗೆಲ್ಲರಿಗೂ ಒಂದು ದೊಡ್ಡ ಭಾಗ್ಯ. ದೀಪಾವಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಮಸ್ಕಾರ ಕೂಡ ಧನ್ಯವಾದ ಹೇಳಿ. ಆಚಾರ್ಯ ಅವರು ಕೂಡ ನಮಗೆ ಮೊದಲಿಂದ 2000 ಮಾತಾಡ್ತಾರೆ ಆರಂಭಿಸಿದ ಆಚಾರ್ಯ ಅವತ್ತಿಂದ ಇದುವರೆಗೆ ನಮಗೆ ಅನೇಕ ಪಾಠ ಹೇಳಿ ಬರ್ತಾ ಇದ್ದಾರೆ. ನನ್ನ ಪರಿಮಾರದಲ್ಲಿ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ ತಕ್ಷಣ ಆಚಾರ್ಯ ಒಪ್ಪಿಗೆ ಕೊಟ್ಟರು. ಇಲ್ಲಿ ನಮ್ಮ ಜನಗೆ ಅದರ ಚೆನ್ನೈಯಿಂದ ಬಂದವರಿಗಿಂತ ನಮ್ಮ ಬೆಂಗಳೂರಿನ ಆಚಾರ್ಯಲ್ಲಿ ಬಂದವರೇ ಜಾಸ್ತಿ. ಅವರು ಇನ್ನೂ ಅನೇಕ ಪಾಠ ಕೇಳಿ ಅವರಿಗೆ ಮೈಕ್ ಉಪಾಧ್ಯತೆ ಕೂಡ ಅಭಿಯಾನದಿಂದ ನಮ್ಮ ಪರವಾಗಿ ಬಂದಿದ್ದಾರೆ. ಆಚಾರ್ಯ ಕೂಡ ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ನಮ್ಮ ನಮಸ್ಕಾರದಲ್ಲಿ ಒಂದು ಸ್ವಾಗತ ಹೇಳ್ತಾರೆ. ಒಂದು ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ನಮಗೆ ಈ ಪಾಠಕ ಕ್ಷೇತ್ರದಲ್ಲಿ ಅನೇಕ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ. ನಮ್ಮ ಮಾಧವ ಉಪಾಧ್ಯಾಯರು ಕಾನೂರು ಸ್ವಾಮಿಗಳು ಕೂಡ ಇಲ್ಲಿ ನಡಿಬೇಕು ಅಂತ ಹೇಳಿ ಅವರಲ್ಲಿ ಕೇಳಿದೆ. ಅವ್ರು ಪ್ರಾರ್ಥನೆ ಮಾಡಿದ ತಕ್ಷಣ ಅವ್ರು ಇಲ್ಲೇ ಆಗಬೇಕು ಅಂತ ಹೇಳಿ ಒಪ್ಪಿಗೆ ಕೊಟ್ಟಿದ್ದಾರೆ. ಅವರು ಇವತ್ತು ಬರಲಿಕ್ಕಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಹೇಳ್ತೇವೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದಿದೆಯಾ? ಎಲ್ಲ ಬೆಂಗಳೂರು, ಮೈಸೂರು, ಒಂದು ಚೆನ್ನೈ, ಕೊಯಂಬತ್ತೂರು, ಶ್ರೀರಂಗನ ಅನೇಕ ಜನರು ಬಂದಿದ್ದಾರೆ. ನಿಮ್ಮೆಲ್ಲರಿಗೆ ಹೈದರಾಬಾದ್, ನಿಮ್ಮೆಲ್ಲರಿಗೆ ನಮ್ಮ ಮಧ್ವಾಚಾರ ಸೇವಾ ಸಂಘ ಪರವಾಗಿ ಸ್ವಾಗತ ಹೇಳ್ತೇವೆ. ಹೀಗೆ ಪೂಜ್ಯ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ, ಅದರ ಮೂಲಕ ಪಾಠ ಪ್ರಾರಂಭ ಆಗಿದೆ.
ಪೂರ್ಣಪ್ರಬೋಧಂಚ ಸುತತ್ವದೀಪಂ ಸಮಾದ್ಗುರುಂಚ ಪ್ರಣಮಾಮಿ ಬುಧ್ನಾ. ಆಚಾರ್ಯರ ಸನ್ನಿಧಿಯಲ್ಲಿ ನಾವು ನೀವೆಲ್ಲ ಒಂದಾಗಿದ್ದೇವೆ. ಆಚಾರ್ಯರು ಕೊಟ್ಟಂತಹ ದೊಡ್ಡ ಭಾಗ್ಯ ಏನಿದೆ ಅದನ್ನು ನಾವು ನಮ್ಮದನ್ನಾಗಿ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಬಂದು ಸೇರಿದ್ದೇವೆ. ವಾಯುದೇವರು ಪವಿತ್ರವಾದಂತಹ ಈ ಪಾದ್ಯ ಕ್ಷೇತ್ರದಲ್ಲಿ ಅವತರಿಸಿದ್ದಾರೆ. ಯಾಕೆ? ಸ್ವಾರ್ಥಂ ಜಾತ ವಾಸುದೇವ, ತತ್ವಜ್ಞಾನವನ್ನು ಕೊಡುವಕ್ಕೋಸ್ಕರ ಬಂದವರು. ಹಾಗೆ ಬಂದಂತಹ ವಾಯುದೇವರು ಈ ಸರ್ವಮೂಲ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಸಕಲ ಶಾಸ್ತ್ರಗಳ ತಾತ್ಪರ್ಯ ಏನು ಅನ್ನೋದನ್ನು ಈ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಾರೆ. ಸಕಲ ಆಧ್ಯಾತ್ಮಿಕ ಸಾಹಿತ್ಯವನ್ನು ನಮಗೆ ನೀಡಿದವರು ವೇದವ್ಯಾಸರು. ಈ ಶಾಸ್ತ್ರಗಳಲ್ಲಿ ಏನಿದೆ ಅವರು ಹೇಳಬೇಕು. ಅವರು ಹೇಳ್ತಾ ಇದ್ದಾರೆ, ಆಲೋಚ್ಯ ಸರ್ವಶಾಸ್ತ್ರಾಣಿ ವಿಚಾರಕ ಪುನಃಪುನಃ ಇದನೇಕಂ ಸಮಿತ್ಪನ್ನಂ ಇಷ್ಟು ಸಿದ್ಧ ಆಯಿತು. ಏನು ಧ್ಯೇಯೋ ನಾರಾಯಣ ಸದಾ, ಧ್ಯೇಯೋ ನಾರಾಯಣ ಸದಾ. ಸಕಲ ಶಾಸ್ತ್ರಗಳ ಸಾರ ಏನು? ನಾರಾಯಣನನ್ನು ಸದಾ ಧ್ಯಾನ ಮಾಡಬೇಕು. ವೇದವ್ಯಾಸ ದೇವರು ನಮ್ಮ ಕೊಟ್ಟಿರತಕ್ಕಂಥ ಈ ತತ್ವವನ್ನು ಹೌದು ಅಂತ ಪ್ರತಿಪಾದನೆ ಮಾಡಿಕೊಟ್ಟವರು ಶ್ರೀಮದ್ ಆಚಾರ್ಯರು. ವೇದವ್ಯಾಸ ದೇವರು ಏನು ಹೇಳಿದರು? ನಾರಾಯಣ ಧ್ಯೇಯ. ಏನು ನಾರಾಯಣ ಅಂತ ಹೇಳಿದರೆ? ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ. ಇವನೇ ಭಗವಂತ ಅಂತ ಹೇಳಿದರೆ, ಭಗವಂತ ದೇವರು ಅಂತ ಹೇಳಿದರೆ ಯಾರು? ಪರಮಾತ್ಮ ಅಂತ ಹೇಳಿದರೆ ಯಾರು? ಅಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವರು ತಾವದೇವ ಈಶ್ವರ ನಾನು. ದೇವರು ಭಗವಂತ ಅಂತ ಹೇಳಿದ್ರೆ ಹೀಗೆ ಸಕಲ ಗುಣಗಳ ಗಣಿ, ದೋಷದ ದೇಶಕ್ಕೂ ಇಡೆಯಿಲ್ಲ. ಇದನ್ನು ವೇದವ್ಯಾಸ ದೇವರು ಸಕಲ ಸಾಹಿತ್ಯಗಳ ಮೂಲಕ, ವೇದಗಳು, ಉಪನಿಷತ್ತು, ಇತಿಹಾಸ, ಅಷ್ಟಾದ ಪುರಾಣಗಳು ಈ ಮೂಲಕ ತೋರಿಸಿದರು. ಕಾಲಕ್ರಮದಲ್ಲಿ ಅವೆಲ್ಲವೂ ಕೂಡ ಮುಚ್ಚಿ ಹೋಗಿ ಪ್ರಾರಂಭವಾದಾಗ ಆ ಭಗವಂತನೇ ವಾಯುದೇವರನ್ನು ಕಳುಹಿಸಿಕೊಟ್ಟಿದ್ದಾರೆ. ವಿಮಲಾನ್ ಮಣಿಯೇವ ಗುಣೋದಿತಾನ್ ಮಾನ್ ದಯೆಯ ವಿಶೋಧಯ ವಿಶುದ್ಧ ಗೋರಣಿ. ಹಾಗೆ ಬಂದಂತಹ ಶ್ರೀಮದ್ ಆಚಾರ್ಯರು ವೇದವ್ಯಾಸದೇವರು ಕೊಟ್ಟಂತಹ ತತ್ವವನ್ನು ಮತ್ತೆ ಪುನಃ ಪ್ರತಿಪಾದನೆ ಮಾಡ್ತಾರೆ. ರಮಾಪತಿಯನ್ನು ಅವನು ಹೇಗಿದ್ದಾನೆ? ಪೂರ್ಣ ಗುಣವನ್ನು. ನಮಗೆ ಮೋಕ್ಷ ಬೇಕು ಅಂತಿದ್ದರೆ ಅವನು ಸೇರಬೇಕು. ಮುಕುಂದಮ್ಮ ಮೋಕ್ಷ ಕೊಡುವ ಮೋಕ್ಷ ಜನಾರ್ದನ. ವ್ಯಾಪುಂಜ ವಿಜ್ಞಾನ ಸಹಸ್ರಧಾನಂ. ಭಗವಂತ ಹೀಗೇಂದ್ರನ್ನು ತೋರಿಸಿಕೊಟ್ಟವರು ವಿಜ್ಞಾನ ಸಹಸ್ರಧಾನಂ. ತತ್ವಜ್ಞಾನವಿರುವಂತಹ ಸೂರ್ಯ ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಇಂತಹ ತತ್ವವನ್ನು ಭಗವಂತ ಗುಣಪರಿಪೂರ್ಣ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ನಮಗೆ ತೋರಿಸಿಕೊಟ್ಟವರು ಪೂರ್ಣ ಪ್ರಬೋಧಿತ ಸುತತ್ವದೀಪ. ಆಚಾರ್ಯರು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಮತ್ತೆ ತಿಳಿಸಿಕೊಟ್ಟವರು ನಮ್ಮ ಗುರು ಪರಂಪರೆ. ಪ್ರಮಾಭೂಮಿತ ಪ್ರಣವಾಯ ನಿರ್ವಹಣ. ವೇದವ್ಯಾಸದೇವರು ಹೇಳಿದ್ದೇನು? ಸಕಲ ಶಾಸ್ತ್ರಗಳ ಸಾರ ನಾರಾಯಣ ಸದಾಧ್ಯೇಯ. ಶ್ರೀಮದ್ ಆಚಾರ್ಯರು ಅದೇ ಶ್ರೀಮನ್ನಾರಾಯಣ ಧ್ಯಾನದೊಂದಿಗೆ ಸಕಲ ಗ್ರಂಥಗಳನ್ನು ಆರಂಭ ಮಾಡ್ತಾ ಇದ್ದಾರೆ. ಯಾಕೆ? ಆ ನಾರಾಯಣನ ಶಬ್ದ ನಮ್ಮ ಇಷ್ಟಾರ್ಥವನ್ನು ತೋರಿಸ್ತಾ ಇದೆ. ಸುಖಮೇವ ನಿತ್ಯ ದುಃಖ ಮನಾಗಿ ಮಾಡಬಹುದು ನಮ್ಮೆಲ್ಲರ ಆಸೆ. ಪ್ರತಿನಿತ್ಯ ಸುಖ ಇರಲಿ ನಮಗೆ, ಕಷ್ಟ ನಷ್ಟ ದುಃಖಗಳು ಬೇಡ. ಹಾಗೆ ಸಿಗಬೇಕು ಅಂತಿದ್ರೆ ತಮ್ಮ ಯಥಾ ಯಥಾ ಉಪಾಸನೆ ದೈವ ಭಕ್ತಿ. ಭಗವಂತನ ಹೇಗನ ಉಪಾಸನೆ ಮಾಡ್ತೇವೆ ಅದಕ್ಕೆ ಅನುಗುಣವಾದ ಫಲ ಕೊಡ್ತಾ ಇದ್ದಾನೆ. ಭಗವಂತ ಗುಣಪರಿಪೂರ್ಣ ಹೀಗೆ ಉಪಾಸನೆ ಮಾಡುವುದರಿಂದಾಗಿ ನಾವು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಗುಣಪರಿಪೂರ್ಣರಾಗ್ತೇವೆ. ಭಗವಂತ ದೋಷ ದೂರ ಉಪಾಸನೆ ಮಾಡುವುದರಿಂದಾಗಿ ನಮ್ಮ ದೋಷಗಳು ದೂರ ಆಗ್ತವೆ. ಹೌದು, ರಮಾಪತಿ ಪೂರ್ಣ ಗುಣಂ ನಿಖಿಲ ಪೂರ್ಣ ಗುಣೈಕ ದೇಹ ನಿರ್ದೋಷಂ ಎಂಬುದಾಗಿ ಪ್ರತಿಪಾದನೆ ಮಾಡಿಕೊಡಲಿಕ್ಕೆ ಶ್ರೀಮದ್ ಆಚಾರ್ಯ ನಿಖಿಲ ಸಾಹಿತ್ಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಬ್ರಹ್ಮಪುತ್ರಗಳು ಅದಕ್ಕೆ ಹೊರಟಿರತಕ್ಕಂತಹ ಭಾಷ್ಯ ಇಲ್ಲಿ ಅನೇಕ ನಾಮಾತ್ಮಕ ವರ್ಣಾತ್ಮಕ ಶಬ್ದಗಳನ್ನೆಲ್ಲ ಲಿಂಗಾತ್ಮಕ ಶಬ್ದಗಳನ್ನೆಲ್ಲ ಸಮನ್ವಯ ಮಾಡಿಕೊಡ್ತಾ ಇದ್ದಾರೆ. ಯಾಕೆ ಸಕಲ ಶಬ್ದಗಳನ್ನು ಯಾಕೆ ಭಗವಂತನ ಪ್ರತಿಪಾದನೆ ಮಾಡಿಕೊಡ್ತಾ ಇದ್ದಾರೆ? ಭಗವಂತ ಎಷ್ಟು ಗುಣಪರಿಪೂರ್ಣ ಅಂತ ತೋರಿಸಿಕೊಡ್ತಾರೆ. ಒಂದೊಂದು ಶಬ್ದದ ನಿರ್ವಚನವನ್ನು ಮಾಡಿ ತೋರಿಸುವಾಗಲೂ ಕೂಡ ಅನೇಕ ಗುಣಗಳು ಭಗವಂತನಲ್ಲಿ ಆಯಾಯ ಪ್ರತಿಪಾದ್ಯವಾಗಿರುವ ಗುಣಗಳು, ಪ್ರವೃತ್ತಿಯಿಂದವಾದಂತಹ ಗುಣಗಳು ಭಗವಂತನಿದ್ದಾವೆ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ. ಹೀಗೆ ವರ್ಣಾತ್ಮಕ ಲಿಂಗಾತ್ಮಕ ನಾನಾ ಶಬ್ದಗಳನ್ನು ಸಮನ್ವಯ ಮಾಡಿಕೊಡುವ ಮೂಲಕ ಭಗವಂತನ ಗುಣಪರಿಪೂರ್ಣತೆಯ ಕಲ್ಪನೆ ನಮಗೆ ದೊರಕಲು ಸಾಧ್ಯ ಆಗ್ತದೆ. ಹೇಳ್ತಾ ಇದ್ದಾರೆ ಸಕಲ ಶಬ್ದಗಳು ಕೂಡ ಭಗವಂತನ ಪ್ರತಿಪಾದನೆ ಮಾಡಿಕೊಡ್ತಾ ಇದ್ದಾರೆ. ಒಬ್ಬೊಬ್ಬ ಹೊರಟದ್ದು ವೇದೇ ರಾಮಾಯಣೇ ದೈವ ಪುರಾಣೇ ಭಾರತೀಯ ಆದೌ ವಂದೇ ನಿಮಧ್ಯೇಯ ವಿಷ್ಣು ಸರ್ವತ್ರ ಕ್ರಿಯತೆ ಸರ್ವೈಕ ವೈದಿಕ ಪದೈ ಅಪಿ ಲೋಕ ಶಬ್ದೈ ಮೇಘ ಅಗ್ನಿ ವಾರ್ಭೆ ಅನಾದೇವೈಕ ಸರ್ವೈ ಏಕೋಭಿಧೇಯ ಪರಿಪೂರ್ಣ ಗುಣ ಕೈಯೋಲಂ ನಾರಾಯಣ ನಮ್ಮ ಸದೈವ ಸುರಕ್ಷಿಮೇತು ಅಂತ ಹೇಳಿಕೊಂಡು ಆಚಾರ್ಯರು ಭಾಷಣ ಮಾಡ್ತಾ ಇದ್ದಾರೆ. ಅಂತಹ ಪರಮಾತ್ಮನ ಗುಣಪರಿಪೂರ್ಣ ಕೂಡ ಅನುಸಂಧಾನ ನಮಗೆ ಬೇಕು. ಆ ಕಾರಣಕ್ಕೋಸ್ಕರ ಆಚಾರ್ಯರು ಆ ಭಾಷೆಯು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಅದರ ಭಾಷೆ ಇವತ್ತು ಮತ್ತೆ ಮುಂದುವರಿತಾ ಇದೆ. ಬಹುದೂರದ ಊರುಗಳಿಂದೆಲ್ಲ ಆಚಾರ್ಯರ ಸನ್ನಿಧಿಯಲ್ಲಿ ಬಂದು ಇಲ್ಲಿ ಆಚಾರ ಸಂಗ್ರಹವು ಕೂಡ ವಿಶೇಷವಾಗಿ ದೊರಕತ್ತೆ. ಅಲ್ಲೂ ಇದರ ಪಾಠ ಕೇಳಬಹುದು, ಆಚಾರ ಸಂಗ್ರಹ ಇದ್ದೇ ಇದೆ. ಆದರೆ ಯಾವ ತತ್ವಜ್ಞಾನಕ್ಕೋಸ್ಕರ ಅವತರಿಸುವಂತಹ ಈ ಭೂಮಿ ಪವಿತ್ರವಾದ ಭೂಮಿಯಲ್ಲಿದೆ. ಇಲ್ಲಿ ನಾವು ನಿಂತು ಆ ಶಾಸ್ತ್ರಶ್ರವಣ ಮಾಡುವುದರಿಂದಾಗಿ ಹರಿಗುರು ಅನುಗ್ರಹ ವಿಶೇಷವಾಗಿ ಬರುತ್ತಾ ಇದೆ. ಅಂತಹ ಅನುಗ್ರಹ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಹರಿಗುರುಗಳು ನಿತ್ಯ ನಿರಂತರ ನೀಡಲಿ ಎಂಬುದಾಗಿ. ಗುರುಗಳ ಅನುಗ್ರಹ ಇತ್ತು ಅಂತಾದರೆ ಏನು, ನಾವು ತತ್ವಜ್ಞಾನ ಪಡೆಯುವುದು ಸುಲಭ ಆಗ್ತಾ ಇದೆ. ಅಂತಹ ಅನುಗ್ರಹ ಹರಿಗುರುಗಳು ಮಾಡಲಿ ಎಂಬುದಾಗಿ ಪ್ರಾರ್ಥಿಸಿ ಮಾತನ್ನು ತಯಾರಿ ಮಾಡ್ತಾ ಇದ್ದೇವೆ. ಲೋಂತಿಷ್ಯ ಮಾಚಿತ್ತೀವಯಕ್ತಿಹರಸ್ವಾಂ ಅನ್ಯಾಂಸ್ಯಹಸ್ತಕರಣಶ್ರವಣಸ್ವಾರೀ ನಮೋ ಭಗವತೇ ಪುರುಷಾಯ ಪುರುಷ ಜಯತಿ ಹರಿರಚಿತ್ಯದೇವೈಕವಂದ್ಯ ಪರಮಗುರುರಶಿಷ್ಟಾವಕ್ತಿತಸ್ತಜ್ಞಾನಾ ನಿಖಿಲಗುಣಗಣಾನೋ ನಿತ್ಯ ನಿರ್ಮುಕ್ತದೋಷ ಸರಸ್ವಿಜನಯನೋತವು ಶ್ರೀಪತಿರು ಮಾನವೃಂದನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಮತಿ ಚ ಜ್ಞಾನಸ್ಪತ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ಯಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತಸಂತಾಪಂ ಮುನಿಕುಂಜತಿ. ವಾಣಿಜೇ ಕರವಾಣ್ಯಂಬಾ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಕರಣಿ ಭೂಯಾ ಶ್ರೀಮದಾಚಾರ್ಯ ಪಾಪದಾ. ಹರಾಯ ಭಜಕಾದಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾ ಶಿವಾಯ ಜಗತಾ ನಮಃ. ಉಮೇ ಕಥ್ಯಾ ಸ್ವರಾವೋಹಂ ನೀಡೇ ಹೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಭಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಚಾರ್ಯಃ ಮುನಿತ್ರಯಮುದಾಹೃತಃ. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣದೋಸ್ಮೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವಿಷ್ಣವಾ ವಿಷ್ಣುಹೃದಯಾಃ ತಾಂ ನಮಸ್ತೇ ಗುರು ನಮಃ. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಗುಣೈಸ್ಸರ್ವೈರುಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂ ಚಾಪಿ ಲಕ್ವಾ ಪುತ್ರಾರ್ಥ ಉಚ್ಯತೆ. ಅರವಪೂಜ್ಯರಾದ ಪ್ರತಿಪಾದಗಳವರ ಶರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪವಿತ್ರವಾಗಿರ್ತಕ್ಕಂಥ ಪಾಠ ಕ್ಷೇತ್ರದಲ್ಲಿ ಶ್ರೀಮದ್ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಒಂದು ಪಾಠವನ್ನು ಕಳೆದ ಬಾರಿ ಇದೇ ಸ್ಥಳದಲ್ಲಿ ನಡೆಸಿ ಮೂರನೇ ಅಧ್ಯಾಯದ 1ನೇ ಪಾದ ಮುಕ್ತಾಯದವರೆಗೆ ಕೂಡ ಪಾಠ ನಡೆದಿತ್ತು. ಅದರ ಮುಂದುವರೆದ ಭಾಗ ಈ ಸಲ ಅನೇಕ ಹೊಸಬರಿರೋದ್ರಿಂದ ಒಂದು ಪೂರ್ವಭಾವಿಯಾಗಿ ಅದರ ಒಂದು ಹಿಂದಿನ ಪಾಠದ ಸಾರಾಂಶವನ್ನು ಹೇಳಿ ಆಮೇಲೆ ಪಾಠವನ್ನು ಮುಂದುವರಿಸಕ್ಕೆ ಪ್ರಯತ್ನ ಪಡಬಹುದು. ಶ್ರೀಗಳವರು ಹೇಳಿದ ಹಾಗೆ ಇದು ಪಾದಕಕ್ಷೆ ಆಚಾರ ಅವತಾರ ಮಾಡಿರ್ತಕ್ಕಂತಹ ಪುಣ್ಯಭೂಮಿ. ಪವಿತ್ರಂ ಪಾದಕಕ್ಷೇತ್ರಂ ಕೋ ನತೇರೇತ ಕೋವಿಧ, ಶ್ರೀ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ ತೀರ್ಥ ಪ್ರಬಂಧದಲ್ಲಿ. ಪಾದಕ ಕ್ಷೇತ್ರ ಪವಿತ್ರ, ಇದನ್ನು ಯಾವ ಕೋವಿದ ವಿದ್ವಾಂಸ ತಾನೇ ಸೇರಿಸೋದಿಲ್ಲ ಅಂತ, ಯಾವ ವಿದ್ವಾಂಸ ತಾನೇ ಇದನ್ನು ಸೇರಿಸೋದಿಲ್ಲ, ಸೇರಿಸೋದೆಲ್ಲ ವಿದ್ವಾಂಸರಲ್ಲ ಅಂತ. ಯಾರು ಪಾದಕ ಕ್ಷೇತ್ರ ಮಾಡೋದಿಲ್ಲ, ಸೇವೆ ಮಾಡೋದಿಲ್ಲ, ವಿದ್ವಾಂಸರೇ ಅಲ್ಲ. ಅಥವಾ ಪಾದಕ ಕ್ಷೇತ್ರ ಸೇವೆ ಮಾಡಿದರೆ ವಿದ್ವಾಂಸರ ಹೌದು ಅಂತ ಅರ್ಥ. ಪಾದಕ ಕ್ಷೇತ್ರಕ್ಕೆ ಬಂದರೆ ಅವರೇ ವಿದ್ವಾಂಸರು, ಒಂದಲ್ಲ ಒಂದು ಜನ್ಮದಲ್ಲಿ ಜ್ಞಾನ ಗೊತ್ತೇ ಕೊಡ್ತಾರೆ ಆಚಾರ್ಯ. ಇಲ್ಲಿ ಸ್ವಲ್ಪ ಬೀಜ ಬಿತ್ತಿದ ಬೀಜ ಕೆಲವು ಬೇಗ ಬರುತ್ತೆ, ನಿಧಾನವಾದರು ಕೆಲವು ಬೀಜ 3 ತಿಂಗಳು 2 ತಿಂಗಳಿಗೆ ಬರುತ್ತೆ. ಈ ಕಳೆಯಂತೂ ಬಹಳ ಬೇಗ ಬಂದ್ಬಿಡುತ್ತೆ. ಆದರೆ ತೆಂಗಿನ ಈಗಾಗಲಾದ್ರೆ ತುಂಬ ದಿವಸ ಇದ್ದಲ್ಲಿ ಬೀಜ ಬಿತ್ತಿದ್ರು ಪಡೆಯಬಾರ್ದು. ಕ್ಷೇತ್ರ ಇದೆ, ಕ್ಷೇತ್ರ ಅಂದ್ರೆ ಏನು? ಒಂದು ವ್ಯವಸಾಯದ ಯೋಗ್ಯ ಜಾಗ. ತತ್ವಜ್ಞಾನ ವ್ಯವಸಾಯ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಗುರು ನಂದ. ಜ್ಞಾನದ ವ್ಯವಸಾಯಕ್ಕೆ ನಮಗೆ ಕ್ಷೇತ್ರ ಇಲ್ಲದೆ ವ್ಯವಸಾಯ ಮಾಡಲಿಕ್ಕೆ ಬರೋದಿಲ್ಲ. ಇದು ಅತ್ಯಂತ ಕ್ಷೇತ್ರವಾದ ಕ್ಷೇತ್ರ, ಪಾದಿಕ ಕ್ಷೇತ್ರ, ಆಚಾರ್ಯ ಅವತಾರ ಭೂಮಿ. ಒಂದು ಕಡೆಗೆ ಪರಶುರಾಮ ದೇವರಿದ್ದ, ಇನ್ನೊಂದು ಕಡೆಗೆ ದುರ್ಗಾದೇವಿ ಇದ್ದ, ಮತ್ತೊಂದು ಕಡೆಗೆ ಶ್ರೀಮದ್ ಆಚಾರ್ಯರಿದ್ದ. ಪರಶುರಾಮ ದೇವರು ಜಗಜ್ಜನಕ, ದುರ್ಗಾದೇವಿ ಜಗಜ್ಜನನಿ, ಮಧ್ವಾಚಾರ್ಯ ಜಗದ್ಗುರುಗಳು. ಸೊ ಮೂರು ಒಂದು ಕಾಂಬಿನೇಷನ್, ತ್ರಿವೇಣಿ ಸಂಗಮ ಅಂತ ಹೇಳಿದರೆ ಆ ತ್ರಿವೇಣಿ ಸಂಗಮಕ್ಕಿಂತ ದೊಡ್ಡ ತ್ರಿವೇಣಿ ಸಂಗಮ ಅಂದರೆ ಪಾದಿಕ ಕ್ಷೇತ್ರ. ಈ ಮಾತನ್ನು ಹೀಗೆ ಸೇರಿಸ ಹೇಳ್ತಾರೆ, ಹಿಮಾಲಯಕ್ಕಿಂತ ಪಾದಿಕ ಕ್ಷೇತ್ರ ದೊಡ್ಡದು ಅಂತ ಹೇಳ್ತಾರೆ. ನೋಡಿದ್ರೆ ತಲೆಕೆಟ್ಟಿದೆ, ಪಾದಿಕ ಕ್ಷೇತ್ರ ಇರೋದು ಸಮುದ್ರ ಮಟ್ಟದಲ್ಲಿದೆ, ಆ ಹಿಮಾಲಯ ಕ್ಷೇತ್ರ ಇದೆ 10,000 ಅಡಿ ಮೇಲಿದೆ, ಅದಕ್ಕೆ ಇದೆ ಎತ್ತರ ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಕೇಳಿದರೆ ಅಲ್ಲಿ ಹುಟ್ಟಿದ್ದು ಯಾವುದು? ಗಂಗಾತೀರ್ಥ. ಗಂಗಾತೀರ್ಥ ಹುಡುಗ ಗಂಗೋತ್ರಿ ಅಂತ ಇರೋದು, ಅದೇನದು? ಜಡಸ್ಯ ಅಂತ ಹೇಳ್ತಾರೆ, ಜಡವಾದ ತೀರ್ಥ. ಇದು ತೀರ್ಥರ ತೀರ್ಥ, ಆನಂದ ತೀರ್ಥ. ಆದ್ದರಿಂದ ಮತ್ಸೌಖ್ಯ ತೀರ್ಥಷ್ಟೇ ಜಡೇತೇರಷ್ಟೇ, ಜಡವಲ್ಲದೇ ಇರತಕ್ಕಂಥ ತೀರ್ಥ ಆನಂದ ತೀರ್ಥರು. ಅಲ್ಲಿ ಅವತಾರ ಈಗ ಅವತಾರ ಮಾಡಿದ ಅಂದರೆ ಮಧ್ವೋತ್ರಿ, ಆನಂದ ತೀರ್ಥೋತ್ರಿ ಅಂತ ಹೇಳಿದ ಪಾದಿಕ ಕ್ಷೇತ್ರ. ಈ ಎತ್ತರಕ್ಕೆ ಅದು ಬರೋದಿಲ್ಲ ಅಂತ ಹೇಳಿದ್ರು. ವಾಸುದೇವ ಮದ ಸಂತತ ಸಂಗಿ ತೇಜ ಸಾಸ್ತ್ರ ಮದಕೃತ ಶರ್ವ ಅತ್ಯವರ್ತಕ ನಿತಾಂತ ಮಥಾಸೌ ಗಾಂಗಮೋಹ ಮಹ ನಾಶನ ಕೀರ್ತಿ. ಗಂಗೆಯ ಪ್ರವಾಹವನ್ನು ಮೀರಿದವರು ಮಧ್ವಾಚಾರ್ಯ, ಎಲ್ಲರನ್ನೂ ಬೀರಿಸಿದವರು. ಅಂಥವರ ಅವತಾರ ಭೂಮಿ ಅಂದರೆ ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಗೊತ್ತಾದರೆ ಅವನು ಕೋವಿದ, ಅವನು ಜ್ಞಾನಿ ಅಂತಲೇ ಅರ್ಥ. ಜ್ಞಾನ ಕೊಟ್ಟೇ ಕೊಡ್ತಾರೆ ಆಚಾರ್ಯರು. ಆ ದೃಷ್ಟಿಯಲ್ಲಿ ಆಚಾರ್ಯ ಅವತಾರ ಮಾಡಿದ ಸ್ಥಳ, ಅವ್ರ ಉದ್ದೇಶ ಏನು? ಯಾವ ಗ್ರಂಥದಲ್ಲಿ ಅವತಾರ ಮಾಡಿದ್ರು ಆ ಗ್ರಂಥನೇ ಪಾಠಿಸ್ತಾರೆ. ಅಜ್ಞಾನನ್ನೇರ ಧಾರಿಯ ತೆರಿಸಿ ಪರಿಸರ ದೃಷ್ಟಿ ಕೋಟೀರ ಕೋಟೋ ಕೃಷ್ಣಸ್ಯ ಕೃಷ್ಣಕರ್ಮ ದಹದನುಸರಣಾದರ್ಥಿತೋ ದೇವಸಂಘೈ ಭೂಮಾ ವಾದಕ್ಯ ಭೂಮನ್ ಅಸುಕರ ಮಕರೋ ಬ್ರಹ್ಮಸೂತ್ರಶ್ಚ ಭಾಷ್ಯ ದುರ್ಭಾಷ್ಯಂ ವ್ಯಶ್ಯ ದಶ್ಯೋ ಮಣಿಮತ ಉದಿತಂ ವೇದ ಸದ್ಯುಕ್ತಿ ಸಿತ್ವ. ಅವತಾರ ಮಾಡಿದ ಸ್ಥಳ ಇದು. ಅವತಾರ ಮಾಡಿದ ಉದ್ದೇಶ ಬ್ರಹ್ಮಸೂತ್ರ ಭಾಷ್ಯದ ರಚನೆ. ಜ್ಞಾನಾರ್ಥಮೇವ ಯದಭೂ ದಸುದೇವ ಏಷ. ಜ್ಞಾನಕ್ಕೋಸ್ಕರ ಅವತಾರ ಮಾಡಿದ್ದಾರೆ ಆಚಾರ್ಯ. ಜ್ಞಾನ ಅಂದರೆ ಯಾವುದು? ಅನೇಕರು ಈ ಕರ್ಮವನ್ನು ಹೇಳೋದಕ್ಕೆ ಅವತಾರ ಮಾಡಬೇಕು ಅಥವಾ ಕರ್ಮ ಬಿಡಿಯಂತ ಹೇಳೋದಕ್ಕೆ ಅವತಾರ ಮಾಡಿದ್ದಾರೆ. ತತ್ವಜ್ಞಾನವನ್ನೇ ಜನ ಮರೆತಿದ್ರು. ಅದನ್ನು ಕೊಡಕ್ಕೆ ಬಂದವರು ಶ್ರೀಮದ್ ಆಚಾರ್ಯ. ಉಳಿದವರು ಜ್ಞಾನ ಕೊಡ್ತೇವೆ ಅಂತ ಅಜ್ಞಾನ ಮಿಥ್ಯಾ ಜ್ಞಾನ ಕೊಟ್ಟಿದ್ರು. ಆಚಾರ್ಯನ ಒಬ್ಬರೇ ನಿಜವಾದ ಜ್ಞಾನವನ್ನು ಹಾಲು ಕೊಡ್ತೀವಿ ಅಂತ ನೀರು ಹಾಲು ಕೊಡೋದಿಲ್ಲ. ಹಾಲು ಕೊಡ್ತೀವಿ ಯಾವ್ದಾದ್ರು ಸುಜ್ಞಾನ ಕಲಿಯುವುದರಲ್ಲಿ ಸುಜ್ಞಾನದ ಹೆಸರೇ ಇಲ್ಲ. ಎಲ್ಲದೂ ಕಲಿಯುತ್ತೈತೆ, ಜ್ಞಾನನೂ ಕಲಿಯುತ್ತೈತೆ. ಅಂಥ ಹೊತ್ತಲ್ಲಿ ಪವಿತ್ರವಾದ ಜ್ಞಾನ ಕೊಟ್ಟ ಗುರುಗಳು ಅಂದರೆ ಮಧ್ವಾಚಾರ್ಯ ಒಬ್ಬರೇ. ಆದ್ದರಿಂದಾಗಿಯೇ ಅಂಥ ಪವಿತ್ರವಾದ ಕ್ಷೇತ್ರ ಪಾದಕ ಕ್ಷೇತ್ರ ಆಚಾರ್ಯರು ಅವತಾರ ಮಾಡಿ, ಬರೀ ಅವತಾರ ಮಾಡಿ ಸ್ಥಳ ಅಷ್ಟೇ ಇಲ್ಲ, ಬಾಲ್ಯದಿಂದ ತೋರಿಸಿದ ಸ್ಥಳ ಇತ್ತು. ಆಚಾರ್ಯರಿಗೆ ಅಕ್ಷರಾಭ್ಯಾಸ ಆದ ಸ್ಥಳ ಇತ್ತು. ಅವರಿಗೆ ಅಕ್ಷರಾಭ್ಯಾಸ ಅಲ್ಲ, ಅವರಿಗೆ ಅಕ್ಷರ ಬರಂತೆ ಸದಾ ಕಾಲ ಅವರ ಅಭ್ಯಾಸ ಮಾಡಿದ್ದಕ್ಕೆ ಅವರು ನಮಗೆ ಸಿಕ್ಕಿರೋರು, ದೇವರು ಸಿಕ್ಕಿರೋರು. ನಾವು ಉಳಿದವರಿಗೆ ಅಭ್ಯಾಸ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಸ್ಥಳ ಈ ಪವಿತ್ರವಾದ ಸ್ಥಳ ಇದೆ. ಆ ಶಿಲೆ ನೋಡಬೇಕು, ಅಕ್ಷರಾಭ್ಯಾಸದ ಶಿಲೆ ಇವತ್ತಿಗೂ ಕೂಡ ಆ ಶಿಲೆಯನ್ನು ಸಂರಕ್ಷಣೆ ಮಾಡಿದ್ದ ಹಾಗೇನೆ. ಲಿಪಿಕುಲಂ ನನ್ನ ತಾತ ಕಥೆಯ ದಿನೇ ಲಿಖಿತಮೇವ ಪುನರ್ಲಿಖಿತ ಪುತಃ ಅಂತ ಕೇಳಿದ ಆ ಮಾತು ಕೇಳಿದ್ದ ಶಿಲೆಯನ್ನು ಬರ್ತಾಗಿದೆ ಆಚಾರ್ಯ. ಆ ಶಿಲೆ ನೋಡೋದೇ ಜನ್ಮಗಳ ಭಾಗ್ಯ. ಆ ಶಿಲೆ ನೋಡೋದು, ಆಚಾರ್ಯರನ್ನು ನೋಡೋದು, ಅಕ್ಷರಾಭ್ಯಾಸ ಆಯಿತು, ಉಪನಯನ ಇಲ್ಲೇ ಆಯಿತು. ಚೌಲ ಉಪನಯನ ಆದ ಸ್ಥಳ ಇತ್ತು. ಇದು ವಿಷ್ಣು ತೀರ್ಥರು ಅವತಾರ ಮಾಡಿದ ಸ್ಥಳ ಇತ್ತು. ಆಚಾರ್ಯ ಸಂಬಂಧ ಅವರಿಗೆ ಉಪನಯನವಾದ ಸ್ಥಳ, ಸನ್ಯಾಸವಾದ ಸ್ಥಳ ಇದೆ ಏನಂತೆ. ಪಾತಕ ಕ್ಷೇತ್ರದಲ್ಲಿ ಆ ಕೈತಾ ಕೂತಿದ್ರಂತೆ ನಜಘಾತ ಋತುಸ್ವಾಪ ನಾ ಜಹಾಸ ಧೀರ ದೀವಿ ಸಮಯಾರ್ಥಿ ಪರಂ ಜ್ಯೇಷ್ಠಂ ರಾಮಂ ರಾಮಾನುಜೋ ಯಥ ಸುಮಧ್ವೀಜ ಹೇಳ್ತಾರೆ. ಭರತ ರಾಮದೇವರನ್ನು ಕಾಯ್ತಾ ಇದ್ದ ಹಾಗೆ ವಿಶ್ವತೀರ್ಥರು ಮುಂದಾಗೋರು ಆಚರಣೆ ಆಚಾರ ಪಡೆದ ಬರಬೇಕಾಗಿತ್ತು ವಿಶ್ವ ಮಂಗಲದಿಂದ ಕಾಯ್ತಾ ಇದ್ರು ಬಂದು ಇಲ್ಲಿ ಆಶ್ರಮ ಕೊಡ್ತಾರೆ ಪಾತಕ ಕ್ಷೇತ್ರದಲ್ಲಿ ಅವತಾರ ಭುವಂ ಪ್ರಾರಾಪ್ತ ಅಂತ ಹೇಳ್ತಾರೆ. ಅದು ಎಷ್ಟು ಪುಣ್ಯಭೂಮಿ ಎಂದು ಹೇಳೋದಕ್ಕೆ ಸಾಧ್ಯ ಇಲ್ಲ. ವಾದರಾಜ್ ಅವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಆಚಾರ ವಿಗ್ರಹ ಇದೆ. ವಾದರಾಜ್ ಅವರು ಬಂದಿದ್ದಾರೆ ಅಷ್ಟೇ ಇಲ್ಲ, ಇಲ್ಲಿ ಬರದೇ ಇದ್ದ ಜ್ಞಾನಿಗಳೇ ಇಲ್ಲ. ಅದಕ್ಕೆ ಪವಿತ್ರಂ ಪಾತಕ ಕ್ಷೇತ್ರಂ ಹೋನ ಸೇವೆ ತಗೊಳ್ಳಿಲ್ಲ ಅಂತ ಹೇಳಿ ಜೈತ್ರದಲ್ಲಿ ಹೇಳ್ತಾರೆ. ಜೈತೀರ್ಥರು ಬಂದ ಸ್ಥಳ ಇದೆ, ರಾಘವೇಂದ್ರ ಸ್ವಾಮಿಗಳು ಪಾತಕ ಕ್ಷೇತ್ರಕ್ಕೆ ಬಂದ ಸ್ಥಳ. ಎಷ್ಟು ಜನ ಪುರಂದರದಾಸರು ಬಂದಿದ್ರೆ ಎಲ್ಲ ದಾಸರು ಬಂದ ಸ್ಥಳ ಇದೆ. ಕೆಲವು ಸ್ಥಳದಲ್ಲಿ ಕೆಲವರು ಬಂದಿದ್ರೆ ಇಲ್ಲಿ ಬರದೇ ಇದ್ದವರೇ ಇಲ್ಲ. ರುದ್ರಾದಿ ದೇವತೆಗಳು ಸೇವೆ ಮಾಡ್ತಕ್ಕಂಥ ಸ್ಥಳ ಇದೆ. ಅಂತ ಪವಿತ್ರವಾದ ಪಾತಕ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡ್ತೇವೆ ಅದು ನಿಜವಾದ ಅರ್ಥದಲ್ಲಿ ಜನ್ಮ ಜನ್ಮದ ಆಸ್ತಿಯಾಗಿ ಮುಂದೆ ಬರ್ತದೆ ಅನ್ನೋದನ್ನು ತಿಳ್ಕೊಂಡು ಬಿಟ್ಟರೆ ಮಾಡಬೇಕು. ಶ್ರೀಗಳು ಒಂದು ಮಾತು ಹೇಳಿ, ಗುರು ಅನುಗ್ರಹದಿಂದ ಜ್ಞಾನ ಬರುತ್ತೆ, ಓದಿ ಬರೋ ಜ್ಞಾನ ಬೇರೆ, ಅನುಗ್ರಹದಿಂದ ಬರೋ ಜ್ಞಾನ ಬೇರೆ. ಓದಿ ಬರೋ ಜ್ಞಾನ ಪಾಂಡಿತ್ಯ ಕೊಡ್ತದೆ ಹೊರತು ಅದು ಸಿದ್ಧಿ ಕೊಡೋದು. ಸಿದ್ಧಿ ಕೊಡಬೇಕಾದ್ರೆ ಅನುಗ್ರಹ ಇದೆ. ಉಪಬಂಧು ಬದಲಾದವರೆಲ್ಲ ಸತ್ಯಕಾಲ ಬದಲಾದವರು ಅನುಗ್ರಹದಿಂದ ಸಿದ್ಧಿ ಪಡೆದವರೇ ಹೊರತು ಓದಿ ಸಿದ್ಧಿ ಪಡೆದವರೆಲ್ಲ ಜ್ಞಾನ ಕೂಡ. ಓದಿದ ಸಿದ್ಧಿ ಬೇರೆ, ಅನುಗ್ರಹದ ಸಿದ್ಧಿ ಬೇರೆ. ಓದಿ ಅನುಗ್ರಹದ ಸಿದ್ಧಿ ಸರಿಯಾಗುತ್ತೆ. ಪರಂ ಶ್ರೀಮತ್ಪೂರ್ಣ ಪ್ರಗತಿ ಗುರು ಕಾರುಣ್ಯ ಕರಣಿ ಪ್ರಪನ್ನ ಮಾನ್ಯಾತ್ಮಃ ಕಿಮಪಿಗೆ ವದಂತೋದಿ ಮಹತ. ಗುರುವನುಗ್ರಹದ ಸಿದ್ಧಿ ಬಹಳ ಮೃದು. ಆದ್ದರಿಂದ ಇಲ್ಲಿ ಎರಡು ದೃಷ್ಟಿ ಇರಬೇಕು. ಒಂದು ಪಾಠ ಕೇಳೋ ದೃಷ್ಟಿ, ಅನುಗ್ರಹ ಸಂಪಾದನೆ ಮಾಡಬೇಕು. ಪಾದಕ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇವೆ. ಆಚಾರ್ಯ ಅನುಗ್ರಹ ಆಚಾರ್ಯ ನಾಲ್ಕು ಕೂಡ ತರಬೇತಿ ಕೊಟ್ಟರು ಅಂದರೆ ಅನುಗ್ರಹ ತಾನೇ ಅದು. ಆಚಾರ್ಯ ಓದಿರೋದಾಗಲ್ಲ ಇದ್ದೇವೆ ಇಲ್ಲ ಅವಕಾಶ ಕೊಟ್ಟರು ಅಂತ ಹೇಳಿದರೆ ದೊಡ್ಡ ಅನುಗ್ರಹ. ಇಲ್ಲಿ ತೀರ್ಥ ಪ್ರಸಾದ ಸ್ವೀಕಾರ ಅನುಗ್ರಹ, ವಾಸುದೇವ ತೀರ್ಥ ಅದರಲ್ಲಿ ಸ್ನಾನ ಮಾಡೋದು ಆಚಾರ್ಯ ದೊಡ್ಡ ಪರಮಾನುಗ್ರಹ ಪಾತ್ರ ಆಗ್ತದೆ. ಪಂಚತೀರ್ಥಗಳ ಸನ್ನಿಧಾನ ಅಂತ ಕರೀತಾರೆ. ಪುರಸ್ಕೃತ ಚದುರ್ಬಾಣ ಗದಾ ತೀರ್ಥೋಪಜೋಗಿ ನಾಲ್ಕು ತೀರ್ಥಗಳು, ಇದು ಐದನೇ ತೀರ್ಥ ಇದೆ. ಈ ತೀರ್ಥದಲ್ಲಿ ಎಲ್ಲ ತೀರ್ಥ ಸ್ನಾನ ಮಾಡಿದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಋಷಿಕೇಶ ತೀರ್ಥ ಸಂಪ್ರದಾಯ ಪದ್ಧತಿಯಲ್ಲಿ ಬರೀತಾರೆ. ತೀರ್ಥಾನಾಂ ಪಂಚಕೆ ಸ್ನಾತ್ವ, ಐದು ತೀರ್ಥಗಳಲ್ಲಿ ಸ್ನಾನ ಮಾಡಿ ಕೃತ್ವ ದುರ್ಗಾವಲೋಕನ ದುರ್ಗಾಯಿಗೆ ದರ್ಶನ ಮಾಡಿ ವಾಯೋಸ್ತು ಜನನೋ ದೃಷ್ಟ ಆಚಾರ್ಯರ ಪಾದದ ಗುರುತಿನ ನೋಡಿಬಿಡ್ತೇವೆ. ಕೃತಕೃತ್ಯವು ಹವೇಂದರ, ಕೃತಕೃತ್ಯರಾಗಿರ್ತಾರೆ ಅಂತ ಅದು ಮುಕ್ತಿಯ ದಾರಿ ಸಿಗ್ತದೆ ಅಂತ ಅರ್ಥ. ಶ್ರೇಷ್ಠವಾದದ್ದು ಮೂರು ಮಾಡಬೇಕಾದ ಸ್ಥಳಗಳಲ್ಲಿ ಅಪೂರ್ವವಾದ ಸ್ಥಳ, ಜನ ಬಹಳ ಜನ ತಿಳುವಳಿಕೆನೆ ಇರಲಿಲ್ಲ ಅಂತ ಅಪೂರ್ವವಾದ ಸ್ಥಳದಲ್ಲಿ ನಾವಿದ್ದೇವೆ. ಇವತ್ತು ಪ್ರತಿಯೊಂದು ಆರೋಗ್ಯದಲ್ಲಿ ಕೇಳ್ತೇವೆ. ಅದು ನಮ್ಮ ಜನ್ಮ ಜನ್ಮದ ಆಸ್ತಿಯಾಗಿ ಬೆಳೀತಾ 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 ಹೋಗ್ತದೆ ಎಂಬುದನ್ನು ನಾವು ತಿಳ್ಕೊಂಡಿರ್ತೇವೆ. ಆ ದೃಷ್ಟಿಯಿಂದ ಇಲ್ಲಿ ಹೇಳ್ತಕ್ಕಂಥ ಒಂದು ಅಕ್ಷರವು ಕೂಡ ನಮಗೆ ತಾರಕ ಆಚಾರ್ಯರು ಅನುಗ್ರಹ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇರಬೇಕು. ಅದಕ್ಕೆ ಪ್ರತಿಸಕ್ತಿ ಕೂಡ ಇಲ್ಲಿ ಉದ್ಘಾಟನೆ ಆಗಬೇಕಾದ್ರೆ ಅವರ ಪೀಠದ ಅಧಿಪತಿಗಳಿಂದಲೇ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಆಚಾರ್ಯ ಅವರೊಳಗೆ ನಿಂತು ಕಾರ್ಯಕ್ರಮವನ್ನು ಅಲ್ಲಿ ಪ್ರತಿಮೆಯಲ್ಲಿ ಅವ್ಯಕ್ತವಾಗಿ ಕೂತಿರ್ತಾರೆ. ವ್ಯಕ್ತರಾಗಿ ಕೂತ್ಕೊಂಡು ಆಚಾರ್ಯರ ಉದ್ಘಾಟನೆ ಮಾಡಿಕೊಟ್ಬಿಟ್ಟು ಅವರ ಬಾಯಿಂದಲೇ ಪಾಠ ಬಂದರೆ ಹೇಗೆ ಹಾಗೆ ಅಂತ ತಿಳ್ಕೊಂಡು ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ಬ್ರಹ್ಮಸೂತ್ರಗಳು ಸಾಮಾನ್ಯ ಅಲ್ಲ. ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣ ಸಮವಿಷ್ಯತೆ ಆಚಾರ್ಯ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಪ್ರಮಾಣ ಗ್ರಂಥನೇ ಇಲ್ಲ. ಶ್ರೇಷ್ಠವಾದ ಗ್ರಂಥ ಅಂದರೆ ಬ್ರಹ್ಮಸೂತ್ರಗಳು ಅಂತ ಹೇಳ್ತಾರೆ. ಮತ್ತು ಮಹಾಭಾರತಾದಿಗಳು ಶ್ರೇಷ್ಠ ಗ್ರಂಥಗಳು, ವೇದಾದಿಗಳಂತೂ ಅಪೌರುಷೇಯ ವೇದಗಳು, ಒಂದೊಂದಕ್ಕೊಂದೊಂದು ಹಿರಿಮೆ ಇದೆ. ಆದರೆ ಬ್ರಹ್ಮಸೂತ್ರಗಳಿಗೆ ಮಾತ್ರ ವಿಶಿಷ್ಟವಾದ ಹಿರಿಮೆ ಇದೆ. ಯಾವುದೇ ಒಂದು ಶಾಸ್ತ್ರ ಅರ್ಥ ಆಗಬೇಕಾದರೆ ಬ್ರಹ್ಮಸೂತ್ರಗಳು ಬೇಕೇ ಬೇಕು. ಆದ್ದರಿಂದಾಗಿಯೇ ಇದಕ್ಕೆ ಪರವಿದ್ಯಾ ಅಂತ ಪರವಿದ್ಯಾಕ್ಷಂ ಅಂತ ಹೇಳ್ತಾರೆ. ಚಕ್ರೇ ಶಾಸ್ತ್ರ ಅನುತ್ತಮ ಅನುತ್ತಮ, ಇದಕ್ಕಿಂತ ಉತ್ತಮವಾದ ಶಾಸ್ತ್ರ ಇಲ್ಲ. ಶ್ರೇಷ್ಠವಾದ ಶಾಸ್ತ್ರವನ್ನು ಬರೆದವರೇ ಯಾರು ಅಂತ ಕೇಳಿದರೆ ಸರ್ವೋತ್ತಮನಾದ ನಾರಾಯಣನೇ ಬರೆದಿದ್ದರು. ಕೆಲವು ಸತ್ಯ ಮಾಡಿದ್ದಾರೆ, ಅಪೌರುಷೇಯ ವೇದಗಳು ಯಾರೂ ಬರದೇ ಇಲ್ಲ. ಇದನ್ನು ಬರೆದಿದ್ದಾರೆ. ಅಪೌರುಷೇಯಕ್ಕಿಂತ ಪೌರುಷೇಯ ಹೇಗೆ ಶ್ರೇಷ್ಠವಾಗ್ತದೆ ಅಂತ ಅನೇಕರ ಪ್ರಶ್ನೆ. ಅಪೌರುಷೇಯಕ್ಕಿಂತ ಪೌರುಷೇಯ ಹೇಗೆ ಶ್ರೇಷ್ಠವಾಗುತ್ತೆ? ಅದು ಸರಿ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ಅರೆ ಅಪೌರುಷೇಯ ಶಾಸ್ತ್ರ ಹೇಳೋದಾರನ್ನ ಪರಮಪುರುಷನನ್ನು, ಆ ಪರಮಪುರುಷನೇ ಬರೆದಾಗ ಯಾವ ದೊಡ್ಡದಾಗಬೇಕಾಗ ಯಾರನ್ನ ವೇದೈಕ್ಯ ಸರ್ವೇ ಅಹಮೇವ ವೈದ್ಯ, ವೇದ ಪ್ರತಿಪಾದ್ಯ ಬರೆದ ಗ್ರಂಥ ಅದು ವೇದಗಳು. ಅಪೌರುಷೇಯ ಅನ್ನೋದಕ್ಕೆ ಬೇರೆ ಯಾವುದೇ ಪುರುಷ ಬರೆದ್ರೂ ಅಪೌರುಷಕ್ಕಿಂತ ಕಡಿಮೆನೇ. ಆದರೆ ವೇದ ಪ್ರತಿಪಾದ್ಯನಾದ ಪರಮಪುರುಷ ಬರೆದಾಗ, ಆದರೂ ವೇದ ಬರೆದಾಗದಾದರೆ ಪರಮಾತ್ಮ ದೊಡ್ಡವರಿಲ್ಲ ಅಂತ ಹೇಳ್ತಾರೆ. ಪರಮಪುರುಷ ಕೃತತ್ವ ಅವರು ಯಾವ ಪುರುಷ ಅಂತ ಅರ್ಥ ಮಾಡಿಕೊಂಡ್ರೆ ಪರಮಪುರುಷ ಬರೆದ ಗ್ರಂಥವಾದ್ದರಿಂದ ಬ್ರಹ್ಮಸೂತ್ರಗಳಿಗೆ ವಿಶಿಷ್ಟವಾದ ಮಹತ್ವ ಇದೆ. ಬರೀ ಬ್ರಹ್ಮಸೂತ್ರಕ್ಕೆ ವೇದವಂತ ವಸ್ತು ಬರಲಿಲ್ಲ, ಮಹಾಭಾರತಕ್ಕೂ ವೇದವಂತ ವಸ್ತು. ನಿರ್ಣಯ ಗ್ರಂಥಗಳಲ್ಲಿ ಅದಾಯಿತು, ನಿರ್ಣಯ ಗ್ರಂಥಗಳು ಇದಾಯಿತು. ಎರಡರಲ್ಲೂ ನಿರ್ಣಯ ವೇದಗಳನ್ನು ಬಿಟ್ಟು ಅಷ್ಟೇ ಅಲ್ಲ, ಯಾರು ಸಂಸ್ಥೆ ಬರೋ ತೋರಿಸ್ಬಿಟ್ರೆ ತೂಕ ಮಾಡಿ ಹೋಗಿ ಅಂತಲೇ ಹೇಳಿಬಿಟ್ಟು ಏನ್ ಮಾಡಿದ್ರಂತೆ, ಎಲ್ಲ ದೇವತೆಗಳು ಕೂಡ ಸೇರಿಬಿಟ್ಟು ಯಾವ ಶಾಸ್ತ್ರ ದೊಡ್ಡದು ತೀರ್ಮಾನ ಮಾಡಬೇಕು ಅಂತ ವೇದವ್ಯಾಸರ ಮುಂದೆ ಕೂತ್ಕೊಂಡು ಅವರ ಅಪ್ಪಣೆಯಂತೆ ತೂಕಮ ಭಾರತಂ ಸರ್ವವೇದ ತುಲಾಮ ಆರೋಪಿತ ಪುರ, ಒಂದು ತಕ್ಕಡೆಗೆ ತೂಕ ಮಾಡಿದ್ರು, ಒಂದು ಕಡೆಗೆ ಮಹಾಭಾರತ ಒಂದೇ, ಇದೊಂದು ಕಡೆ ಎಲ್ಲ ವೇದಾಂತ ಸಕಲ ಶಾಸ್ತ್ರಗಳು ಕೂಡ ತತ್ರದ ಅತ್ಯಧಿಕ್ಯದ ಭಾರ. ಆಗ ಮಹಾಭಾರತದ ತೂಕದ ಮುಂದೆ ಅದೆಲ್ಲ ಮೇಲಕ್ಕೆದ್ದು ಮಹಾಭಾರತ ಸರಿಗಟ್ಟಲೇ ಇಲ್ಲ ಅಂತ. ಅಂತ ಮಹಾಭಾರತದ ಸರಿಗಟ್ಟಲೇ ಇರೋದ್ರಂತ ಆದ್ರೆ ನಮ್ಮ ಶಿಕಾರ ಹೇಳ್ತಾರೆ ಆಚಾರ್ಯ, ಅಲ್ಲಿ ಹೇಳ್ತಾರೆ ಮಹಾಭಾರತ ಶ್ರೇಷ್ಠ ಅಂತ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ ಇದು ಶ್ರೇಷ್ಠ ಅಂತ ಹೇಳ್ತಾರೆ. ಯಾವ ಶ್ರೇಷ್ಠ ಆಗಿದ್ದರೆ ಅಂತ ಹೇಳ್ತಾರೆ, ನಿರ್ಣಾಯಕದಲ್ಲಿ ಇದು ಶ್ರೇಷ್ಠ, ನಿರ್ಣಯ ವಿಚಾರ್ಯಕದಲ್ಲಿ ವಿರೋಧ, ವಿಚಾರ್ಯ ಗ್ರಂಥಗಳಲ್ಲಿ ಅದು ಅದರಿಂದ ವಿರೋಧ ಇಲ್ಲ ಅಂತ ಹೇಳ್ತಾರೆ. ಆಗ ಪ್ರಶ್ನೆ ಉಂಟು, ವಿಚಾರ್ಯ ವಿಚಾರಕ ಶಾಸ್ತ್ರದ ಯಾವ ಪ್ರಶ್ನೆ ಅಂತ ಕೇಳಿದರೆ ನಿರ್ಣಾಯಕ ಯಾವಾಗ ನಿರ್ಣಯಕ್ಕೆ ಬಂದದ್ದು. ಆದ್ದರಿಂದ ಬ್ರಹ್ಮಸೂತ್ರಗಳೇ ಅಲ್ಟಿಮೇಟ್ ಗ್ರಂಥ. ಅದಕ್ಕೆ ಆಚಾರ್ಯ ಅದಕ್ಕೆ ನಾಲ್ಕು ಗ್ರಂಥ ಬರೀತಾರೆ, ದೊಡ್ಡದಂತ ನಾಲ್ಕು ಗ್ರಂಥಗಳನ್ನು, ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಅಣುಭಾಷ್ಯ, ನಾಲ್ಕು ಗ್ರಂಥ ಬರೆದು ಭಾರಿ ದೊಡ್ಡದಂತ ನಾಲ್ಕು ಅಧ್ಯಾಯದ ಬ್ರಹ್ಮಸೂತ್ರದ ಮೇಲೆ ನಾಲ್ಕು ಗ್ರಂಥಗಳು, ಪ್ರತಿಪಾದ ಪ್ರತಿ ಅಧ್ಯಾಯದ ನಾಲ್ಕು ಪಾದಗಳನ್ನು ಹೊಂದಿರೋ ಗ್ರಂಥಕ್ಕೆ ನಾಲ್ಕು ಗ್ರಂಥಗಳನ್ನು ಬರುತ್ತೆ. ನೆಕ್ಸ್ಟ್ ಯಾವುದು ಅಂದರೆ ಮಹಾಭಾರತ, ಅದಕ್ಕೆ ಎರಡು ಗ್ರಂಥ ಬರುತ್ತೆ, ಮಹಾಭಾರತ ತಾತ್ಪರ್ಯ ಯಮಕ ಭಾರತ ವೇದ ಪದ್ಯ ಬರುತ್ತೆ, ದುರ್ಭಾಷ್ಯ ಬಂದೆ ಕಡೆಗೆ ತೋರಿಸಬೇಕಾಗಿದೆ ಅಂತ ತೋರಿಸ್ತಾರೆ. ಆ ದೃಷ್ಟಿಯಿಂದ ಆ ಗ್ರಂಥ ಬರೆಯೋದ್ರಲ್ಲೇ ಆಚಾರ್ಯ ಮ್ಯಾಪಿಂಗ್ ಆಗಿರ್ತಾರೆ, ಆಚಾರ್ಯಂತ ಯಾರಿಗ ಒಬ್ಬರು ಅವರಂತೆ ಯಾರಿರೋ ಸಾಧ್ಯ ಇಲ್ಲ, ಒಬ್ಬರೇ ಆದಂತೆ ಇರೋದು ಅವರು ಬರೆಯೋದು. ಹಾಗೆ ಸೂತ್ರ ಭಾಷ್ಯ ಮಂಗಳಾಚಾರ್ಯ ಮಾಡಬೇಕಲ್ಲ, ಸೂತ್ರ ಸಂಕ್ಷಿಪ್ತ ಸಂಕ್ಷಿಪ್ತ ಮಂಗಳಾಚಾರ್ಯ ನಾರಾಯಣ ನಮಸ್ಕೃತ್ಯ ಅಂತ ಹೇಳಿ ಅಲ್ಲಿ ವಂದನೆ ಮಾಡಿದಾಗೆ ನಾರಾಯಣ ಉಗ್ರಹಿಸ್ತಾರೆ ವಿಲೀನಂ ದೋಷವರ್ಜಿತಂ ಜೇಎಂ ಎಂ ಎಂ ಗುರು ಖ್ಯಾತಿ ತತ್ವಾ ಸೂತ್ರಾರ್ಥ ಹೋಗುತ್ತೆ. ಎಂಥ ಜಾತಿ ಮಂಗಳಾಚರಣೆ ಅಂದರೆ ಇಮ್ಯಾಜಿನ್ ಮಾಡೋದು ಬರೋದು, ಅದು ತಕ್ಕಂತೆ ಎಲ್ಲ ಕೂಡ ಅದರಿಂದ ಉಳಿದವರಲ್ಲಿ ಮಾಡಿ ಮಂಗಳಾಚರಣೆಯೇ ಇಲ್ಲ. ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ಅದ್ವೈತಾದಿ ಮಾಡಿ ಮಂಗಳಾಚರಣೆಯೇ ಇಲ್ಲ, ಈ ರಾಮಾಯಣ ಭಾಷೆ ಗುಟ್ಟಾವತ್ತೆ ಮಂಗಳಾಚರಣೆ ಪುಟಗಟ್ಟೆ ಮಂಗಳಾಚರಣೆ, ಅದು ಭಾಷ್ಯದ ಸೂತ್ರದ ಬ್ಯಾಟಿಂಗೇ ಆಗಲಿ ನೋಡಿ, ಭಾರಿ ದೊಡ್ಡ ಮಂಗಳಾಚರಣೆ ಇವರು, ಚಿಕ್ಕ ಮಂಗಳಾಚರಣೆ ಪರಿಪೂರ್ಣ ಮಂಗಳಾಚರಣೆ. ತಮ್ಮ ಹೆಸರು ಚಿಕ್ಕದು, ಹೇಗೆ ಸೂತ್ರ ಚಿಕ್ಕದಾದರೂ ಕೂಡ ಅರ್ಥ ಭಾರಿ ದೊಡ್ಡದು. ಆಚಾರ್ಯರು ಸೂತ್ರಪ್ರಾಯವಾದ ಭಾಷ್ಯ, ಆಚಾರ್ಯರು ಸೂತ್ರ ಭಾಷ್ಯ ಹೌದು, ಸೂತ್ರಪ್ರಾಯವಾದ ಭಾಷ್ಯ ಕೂಡ ಹೌದು. ಇಷ್ಟೇ ಕೈಗೆಡ್ಕೊಳ್ತಕ್ಕಂಥ ಸಣ್ಣ ಗ್ರಂಥ ಅದು, ಜಗತ್ತಿನ ರಹಸ್ಯವನ್ನೇ ಆಚಾರ್ಯ ಹೊರಗೆ ಹಾಕ್ತಾರೆ. ನಾರಾಯಣಂ ಗುಣೈಹಿ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ ದೇಯಂ ಗಮ್ಯಂ ಗುರುಂ ಚಾಪಿ ನತ್ವ ಸೂತ್ರಾರ್ಥ ಉಚ್ಯತೆ. ಅಲ್ಲಿ ಸೂತ್ರಾರ್ಥವನ್ನು ಹೇಳ್ತೇನೆ ಅಂತ ಆಚಾರ್ಯ ಹೇಳೋದಿಲ್ಲ, ಸೂತ್ರಾರ್ಥ ಉಚ್ಯತೆ ಖ್ಯಾತಿ ದೇವರು ಕರ್ತವ್ಯ, ಅದೆಲ್ಲ ಮಾಡ್ತಾ ಮಾಡ್ತೇವೆ ಅಷ್ಟೇ ಹೊರತು ನಮ್ಮಿಂದ ಹೇಳಲ್ಪಡುತ್ತದೆ ಅಷ್ಟೇ, ತಾವು ಹೇಳ್ತೇನೆ ಅಂತ ಆಚಾರ್ಯ ಹೇಳದೇ ಇಲ್ಲ. ಇದು ಆಚಾರ್ಯರ ಒಂದು ಅನುಸಂಧಾನ ಕ್ರಮ ಅಂತ, ಎಲ್ಲವೂ ದೇವರು ಮಾಡಿಸ್ತಾನೆ, ನಾನು ಕರ್ತ ಹರಿಕ ಅನುಸಂಧಾನ ಬರ ಹಾಗೆ ಕರ್ಮಣಿ ಪ್ರಯೋಗದಲ್ಲಿ ತೋರಿಸ್ತಾರೆ ಆಚಾರ್ಯ. ಸೂತ್ರಾರ್ಥ ಉಚ್ಯತೆ ಇಲ್ಲೂ ಹಾಗೆ ಟೀಕಾರ ಅಲ್ಲಿ ಬರೀತಾರೆ, ಗೀತಾರ್ಥ ಮಟ್ಟಾದ ನಿಜತ ಅಂತ ಹೇಳಿದಾಗ ಅಲ್ಲಿ ಇಲ್ಲಿ ಬರೋದು ಟೀಕಾರ ಇಲ್ಲಿ ಬರೋದಿಲ್ಲ ಅದು ಅದು ಸೇರಿಸೋದು. ಉಳಿದವರೆಲ್ಲ ಗೀತಾರ್ಥ ಹೇಳ್ತೇವೆ ಅಂತ ಹೇಳಿ ಸ್ವಾಭಿಪ್ರಾಯ ನಿವೇಶ ಇವತ್ತಹ ತಮ್ಮ ತಲೆ ತೋರಿಸಿದ್ದು ಅದನ್ನು ಹೇಳಿದ್ರು, ಅದು ಹೇಳಿದ್ದೇನು ಗೊತ್ತೇನು, ಗೀತಾರ್ಥ ಹೇಳಿಲ್ಲ ಅವರು, ತಮ್ಮರ್ಥ ಗೀತೆ ನೀನೇ ತೋರಿಸ್ಕೊಳ್ತಾರೆ, ಉಳಿದ ಸೂತ್ರಾರ್ಥನ ಹಾಗೆ ಮಾಡಿದ್ರು. ಆ ಮಾತನ್ನ ಅದ್ವೈತ ಭಾಷೆ ಹೇಳ್ಬಿಡ್ತಾರೆ, ಒಂದು ಅಧ್ಯಾಸ ಭಾಷೆ ಅಂತ ಬರೆದು ಕೈಗೊಂದು ನೋಟ್ ಹೇಳ್ತಾರೆ, ಯಥಾಚ ಅಯದೇವ ಅರ್ಥ ಅಂತ ಹೇಳಿಬಿಟ್ಟು ಸರ್ವಸೂತ್ರಾರ್ಥ ತಥಾಚ ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಮ್ ಪ್ರಕರ್ಷಯಿಸ್ಯಾಮ ಇಷ್ಟು ಹೇಳಿ ಇದೆ ಅರ್ಥ ಇಲ್ಲಿ ತೋರಿಸ್ತೇವೆ ಅಂತ ಹೇಳ್ತಾರೆ ಅಷ್ಟೇ. ಅದನ್ನು ಮೆಂಡ್ ಮಾಡೋದು ತಲೆ ತಕ್ಕಂತೆ ಟೋಪಿ ಅಲ್ಲ, ಟೋಪಿ ತಕ್ಕಂತೆ ತಲೆ ಕಟ್ಟೋದು ಅದ್ರ ಬಲ್ರ ಮಾಡಿದಾಗ ಅದಕ್ಕೇನೆ ಸೂತ್ರಗಳಿಂದ ಏಕೈಕ ಆತ್ಮಹನವ ಜನ ಆತ್ಮಹನವನ್ನ ಆತ್ಮಹನರು ಅಲ್ಲಿ ಶಾಸ್ತ್ರ ಕೊಡೋದು ದೇವರನ್ನ ನಾಶ ಮಾಡೋದು ಅಂತ ವಿಚಿತ್ರ ಕೆಲಸ ಮಾಡಿದರು ಆಚಾರ್ಯ. ಹಾಗಲ್ಲ ಸೂತ್ರಾರ್ಥ ಉಚ್ಚೆ ಸೂತ್ರಾರ್ಥ ಏನು ಅದನ್ನು ಹೇಳ್ತೇವೆ ಅವ್ರಿಗೆ ಬೇರೆ ಹೇಳೋದಿಲ್ಲ, ಬಹಳ ಸ್ವರತೆ ಇದೆ ಬ್ರಹ್ಮಸೂತ್ರ ಅದರಲ್ಲೇ ಅರ್ಥ ಇದೆ. ಬ್ರಹ್ಮ ಅಂದರೆ ಯಾರು? ಬ್ರಹ್ಮಶಬ್ದಕ್ಕೆ ವಿಶ್ವಾದೇವ ನಾರಾಯಣ. ಸೂತ್ರ ಅಂದರೆ ಯಾರು? ವಾಯುದೇವರು. ಸೂತ್ರಂತವಾಯು ಬಲಸಂಬೀರ ಸೊ ಬ್ರಹ್ಮಜ ಸೂತ್ರ ಇದೆ, ಬ್ರಹ್ಮದೇವ ಸೂತ್ರದಲ್ಲಿ ಹೆಸರಿದೆ, ಹರಿಸರ್ವೋತ್ತಮ ಬ್ರಹ್ಮಸೂತ್ರ ವಾಯುದೇವೋತ್ತಮ ಸೂತ್ರ ಬ್ರಹ್ಮಸೂತ್ರ ಅಂತ ಪದದಲ್ಲೇ ಎರಡರ್ಥ ಹೇಳ್ತಾರೆ. ಈ ಸೂತ್ರಕ್ಕೆ ಯಾರು ಅರ್ಥ ಬರೀಬೇಕು ಅಂದರೆ ಸೂತ್ರವೇ ಬರೀಬೇಕು, ಬೇರೆ ಬೇರೆ ಸಾಧ್ಯ ಇಲ್ಲ. ಸೂತ್ರಶಬ್ದವಾಚಾರಾದವರು ಸಾಕ್ಷಾತ್ ವಾಯುದೇವರಾದ್ದರಿಂದ ಅವರ ಹೊರತು ಬೇರೆ ಯಾರಿಗೂ ಬ್ರಹ್ಮಸೂತ್ರಕ್ಕೆ ಅರ್ಥ ಬರೆದೇ ಬರಲಿಲ್ಲ ಅಂತ ಅವ್ರು ಹೇಳ್ತಾರೆ. ನಾರಾಯಣ ನಮಸ್ಕಾರ, ನಾರಾಯಣ ನಮಸ್ಕಾರವನ್ನು ಮಾಡ್ತೀವಿ. ಯಾರು ನಾರಾಯಣ? ಬ್ರಹ್ಮಚ ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮಶಬ್ದ ವಚನಾದವನೇ ನಾರಾಯಣ, ಅದನ್ನು ಯಾರೂ ಅಲ್ಲ, ನಾರಾಯಣನೇ ಬ್ರಹ್ಮಶಬ್ದ ವಚನಾದವನು. ಒಂದು ಸ್ವಾರಸ್ಯ ಬರುತ್ತೆ. ಹಾಗಿದ್ರೆ ಬ್ರಹ್ಮ ನಮಸ್ಕಾರ ಮಾಡ್ತೀವಿ ಹೇಳ್ಬೋದಾಯ್ತಾ ಅಂತ ಕೇಳಿದರೆ ಮತ್ತೆ ಗರ್ಭಿಗೆ ಬ್ರಹ್ಮ ಯಾರಂತ ಗೊತ್ತಾಗ್ತಿರಲಿಲ್ಲ. ಬ್ರಹ್ಮ ಯಾರಂತ ಗೊತ್ತಾಗಬೇಕು, ಅರ್ಥವಾಗಿ ನಾರಾಯಣ ಮತ್ತು ಶಬ್ದ ಮಮೆಯವರಿಗೆ ಅಷ್ಟು ಅರ್ಥ ಸಮುದ್ರ ಅಂತ ಹೇಳಬೇಕಾದ್ರೆ ಬ್ರಹ್ಮಶಬ್ದ ವಚನಾದವನು ತದೇವ ಬ್ರಹ್ಮ ಪರಮಂ ಕವೀನ. ಆದ್ದರಿಂದ ಬ್ರಹ್ಮ ನಾರಾ ಬ್ರಹ್ಮಶಬ್ದಕ್ಕರ್ಥ ನಾರಾಯಣ ನಮಸ್ಕೃತ್ಯ. ಮುಂದೆ ಹೇಳ್ತಾರೆ ನಾರಾಯಣನ ಗುಣೈಸ್ತರವೇ ಇರುವುದಿಲ್ಲ. ದೇವರ ಲಕ್ಷಣ ಏನಂದ್ರೆ ಎಲ್ಲ ಗುಣಗಳಿಂದ ಕೂಡಿದವು. ಗುಣೈಹಿ ಸರ್ವೈಹಿ ಉದೀರ್ಣ, ಸರ್ವದೋಷ ವಿವರ್ತಿತ. ಗುಣೈ ನಾರಾಯಣಂ ಗುಣೈ ಸರ್ವೈ ಉದೀರ್ಣ ದೋಷವರ್ಜಿತ. ಇಲ್ಲಿ ಸರ್ವ ಏನು ಶಬ್ದ ಅಲ್ಪಗೋಚ, ಸರ್ವದೋಷವರ್ಜಿತ ಸರ್ವಗುಣ ಪೂರ್ಣರಾದ ಸಕಲ ಗುಣದಿಂದ ಪೂರ್ಣರಾದವನು ನಾರಾಯಣ, ಅವರೇ ನಮಸ್ಕಾರ. ಸಕಲ ದೋಷಪೂರ್ಣಾದವನು ನಾರಾಯಣ, ಅವರೇ ನಮಸ್ಕಾರ. ಜ್ಞೇಯಂ ಎಲ್ಲ ಶಾಸ್ತ್ರದಿಂದ ತಿಳಿಯಲು ಪಡಬೇಕಾದವನು ನಾರಾಯಣ, ಅವನೇ ನಮಸ್ಕಾರ. ಗಮ್ಯಂ ಎಲ್ಲರೂ ಹೊಂದಬೇಕಾದ ವ್ಯಕ್ತಿ ನಾರಾಯಣ, ಅದಕ್ಕೆ ಅವನ ನಮಸ್ಕಾರ. ಗುಣಪೂರ್ಣ ದೋಷದೂರ ಜ್ಞೇಯ ಗಮ್ಯ ನಾಲ್ಕನ್ನು ಹೇಳ್ತಾರೆ. ನಾಲ್ಕನ್ನು ಹೇಳೋದಕ್ಕೆ ನಾಲ್ಕು ಅಧ್ಯಾಯ ಇದೆ. ಒಂದೊಂದಕ್ಕೊಂದು ಅಧ್ಯಾಯ. ಗುಣ ವಿದೀರ್ಣಂ ಮೊದಲನೇ ಅಧ್ಯಾಯ, ಸಮನ್ವಯ ಅಧ್ಯಾಯ. ದೋಷವರ್ಜಿತಂ ಅವಿರೋಧಾಧ್ಯಾಯ ದೋಷವರ್ಜಿತ. ಜ್ಞೇಯಂ ಸಾಧನಾಧ್ಯಾಯ, ಜ್ಞೇಯಂ ಸಾಧನಾಧ್ಯಾಯ, ಗಮ್ಯಂ ಫಲಾಧ್ಯಾಯ. ಅದು ಎಷ್ಟರ ಲೆವೆಲ್ಸ್ ಇದೆ ಅಂತ ಕೇಳಿದರೆ ಆಚಾರ್ಯ ಈ ರೀತಿ ಯಾರೋ ಯೋಚನೆ ಮಾಡೋದು ಸಾಧ್ಯ ಆಗಿದೆ ಬರುತ್ತೆ. ಉಳಿದ ಭಾಷೆಗಳಿಗೆ ಆ ರೀತಿ ಹೇಳೋದಕ್ಕೆ ಸಾಧ್ಯ ಇದೆ. ನಾರಾಯಣಂ ಗುಣೈ ಸರ್ವೈ ವಿದೀರ್ಣಂ ದೋಷವರ್ಜಿತ. ಸರ್ವೈ ಹಿ ಗುಣೈ ಎಂದ ಅರ್ಥ ಏನು? ಎಲ್ಲ ಗುಣಗಳಿಂದ. ಯಾವ ಗುಣಗಳು ಅಂತ ಹೇಳಿದರೆ ಗುಣಗಳು ಏನೇನಿದೆ ಎಲ್ಲದರಿಂದ ಪರಮಾತ್ಮ ಹೋಗುತ್ತೆ. ಅಂಥ ಗುಣಗಳ ಸಂಖ್ಯೆ ಅನಂತಾನಂತ ಗುಣಗಳು. ಸರ್ವೈ ಹಿ ಅಂತ ಹೇಳಿದ್ರಿಂದ ಅನಂತಾನಂತ ಗುಣಗಳಿಂದ ಪರಮಾತ್ಮ ಪೂರ್ಣನಾಗಿದ್ದಾನೆ. ಸಕಲ ದೋಷಗಳಿಂದ ದೂರನಾಗಿದ್ದಾನೆ. ಎಲ್ಲ ಶಾಸ್ತ್ರಗಳಿಂದ ಜ್ಞೇಯನಾಗಿದ್ದಾನೆ. ಮತ್ತು ಇನ್ನೊಂದು ಅರ್ಥ, ಯೋಗ್ಯರಿಂದ ಜ್ಞೇಯನಾಗಿದ್ದಾನೆ. ಎಲ್ಲ ಶಾಸ್ತ್ರ ಇರಬಹುದು. ಸದಾಗಮೈಕ ವಿಜ್ಞೇಯಂ ಸವಗೀತಕ್ಷರಾಕ್ಷರ ನಾರಾಯಣ ಸದಾವಂತೆ ನಿರ್ದೋಷಾಶೇಷ ಸದ್ಗುಣಂ ಅಂತ ಹೇಳಬೇಕು. ಟೀಕಾರ ಹೇಳಿರ್ತಾರೆ, ಜ್ಞೇಯೇತೈ ಸದಾಯುಕ್ತೈ ಭಕ್ತಿಮದ್ವಿ ಸುರಕ್ಷಿತೈ. ಎಲ್ಲರಿಗೂ ಪರಮಾತ್ಮ ತಿಳಿದಿಲ್ಲ. ಅದು ವಸ್ತು ಭಾರಿ ಸುಂದರವಾದ ವಸ್ತು ಇದೆ, ನಾನು ಕಾಣದಲ್ಲ ಅಂತ ಯಾರಲ್ಲ. ಕಣ್ಣೇ ಇಲ್ಲ ಅವನೇ ಕಾಣುತ್ತದೆ. ಕಣ್ಣಿದ್ದವರಿಗೆಲ್ಲ ಕಾಣುತ್ತೆ ಅಂತ ಅರ್ಥನೇ ಹೊರತು ಎಲ್ಲ ಕಣ್ಣಿಲ್ದವರಿಗೂ ಕಾಣುತ್ತೆ ಅಂತ ಅರ್ಥ ಅಲ್ಲ. ಅದಕ್ಕೆ ಯಾರಿಗೆ ಜ್ಞೇಯ? ಯೋಗ್ಯರಿಗೆ ಜ್ಞೇಯ. ಜ್ಞೇಯೈ ಸದಾಯುಕ್ತೈ ಭಕ್ತಿಮದ್ವಿ ಸುರಕ್ಷಿತೈ. ಭಕ್ತಿ ನಿಷ್ಠೆ ಇರ್ತಕ್ಕಂಥವರಿಗೆ ಸದಾ ಅದರಲ್ಲಿ ಹಠ ಇರಬೇಕು, ತಿಳ್ಕೊಳ್ಳೇಬೇಕು ಅಂತಕ್ಕಂಥ ಭಾವನೆ ಇದ್ದವರು ಮಾತ್ರ ದೇವರು ತಿಳಿತಾರೆ. ಮತ್ತೆ ಗಮ್ಯ ಹೊಂದಲಿಕ್ಕೆ ಬರ್ತಾ ಇದೆ, ಸ್ಪರ್ಧೆಯಲ್ಲೂ ಪ್ರಯೋಜನಕ್ಕೆ ಬರ್ತಿರಲಿಲ್ಲ. ಉದಾಹರಣೆಗೆ ದೊಡ್ಡ ಟ್ಯಾಂಕ್ ಬಿಟ್ಟಿರ್ತಾರೆ, ಭಾರಿ ಖುಷಿಯಾಗುತ್ತೆ. ನೀರು ಅಂದರೆ ನೀರು ಆಗುತ್ತೆ, ಬಾಯಾರಿಕೆ ನೀರು ತೊಳಕ್ಕೆ ಹೋಗ್ತಾರೆ. ಇಲ್ಲ ಇಲ್ಲ, ಅದು ನೀರು ಬರೋದಿಲ್ಲ ನೋಡಲಿಕ್ಕೆ ಕಷ್ಟ ಅಂತ ಹೇಳಿದರೆ ಒಯ್ದು ಹೋಗ್ತಾರೆ, ಜಾಪ ಆಗ್ತಾರೆ, ಯಾವ ಬುದ್ಧಿ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಇದು ಪ್ರಾಗ್ಮ್ಯಾಟಿಕ್ ವ್ಯಾಲ್ಯೂ ಇರುತ್ತೆ. ಯಾವುದೇ ಒಂದು ವಸ್ತು ಇದ್ದಾಗ ಅದು ತೊಗೊಳಕ್ಕೊಂದು ನಮಗೆ ರೀಚಬಲ್ ಅಂತ ಅವರು ಕಡ್ತಾರೆ. ನಾಟ್ ರೀಚಬಲ್ ಬಂದರೆ ಏನು ಮೊಬೈಲ್ ಇಟ್ಕೊಂಡು, ನಾಟ್ ರೀಚಬಲ್ ಅಂತ ಪರಮಾತ್ಮ ಆಲ್ವೇಸ್ ರೀಚಬಲ್ ಪರಮಾತ್ಮ ಗಮ್ಯ. ಅದಕ್ಕೆ ಗಜೇಂದ್ರನಿಗೆ ಹ್ಯಾಂಗ ರೀಚಬಲ್ ಆದ ಗಜೇಂದ್ರನಿಗೆ ಯಾರು ರೀಚಬಲ್ ಅಲ್ಲ? ಒಬ್ಬ ಸ್ವಿಚ್ ಆಫ್ ಮಾಡಿಲ್ಲ ಭಗವಂತ. ಭಗವಂತ ಎಂದೂ ಸ್ವಿಚ್ ಆಫ್ ಮಾಡಿದರೆ ಫೋನ್ ಅಂದರೆ ಭಗವಂತನ ಮುಂದೆ. ಯಾವಾಗ ರೀಚಬಲ್ ಪರಮಾತ್ಮ ಒಬ್ಬನೆ, ಯಾವ ನೆಟ್ವರ್ಕ್ ಯಾವಾಗಲೂ ಸೇರಿಸುವ ಪರಮಾತ್ಮ ಫೇಲ್ ಆಗೋದೇ ಇಲ್ಲ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಂತ ನಿಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ಇದ್ದು ಜನಗಳ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕು ಹೊರತು ದೇವ್ರ ಕಾಂಟ್ಯಾಕ್ಟ್ ಬಂದ್ಕೊಳ್ಳೇ ಇಲ್ಲ. ಒಂದು ಶಾಸ್ತ್ರಗಳು ಅಂದರೆ ದೇವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಹೋಗೋದಿಲ್ಲ ಅಂದರೆ ಶಾಸ್ತ್ರಗಳು. ದೇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಶಾಸ್ತ್ರಗಳ ಮೂಲಕನೇ ಹೋಗಿ ಹೋಗಿ ಶಾಸ್ತ್ರಗಳಲ್ಲಿ ವಿಶ್ವಾಸು. ಶಾಸ್ತ್ರಗಳನ್ನು ಬಿಟ್ಟರೆ ದೇವರೆಲ್ಲೂ ಸಿಗೋದಿಲ್ಲ. ನಮ್ಮ ಜನರು ಐ ಟಿ ಬಿ ಟಿ ಏನೇನೋ ತಿಳ್ಕೊಂಡ್ಬಿಟ್ಟಿದ್ದಾರೆ, ದೇವರು ತಿಳ್ಕೊಂಡಿಲ್ಲ. ಯಾಕಂದರೆ ಶಾಸ್ತ್ರ ಅಲ್ಲ ಅವರು, ಶಾಸ್ತ್ರ ಅಲ್ಲದ್ದರಿಂದ ದೇವರ ತಿಳಿದ ಸಂಭವನೇ ಇಲ್ಲ. ಅದರಿಂದಾಗಿನೇ ಶಾಸ್ತ್ರ ಇವರು ವಿಶ್ವಾಸ ಅನ್ನೋ ಪದ ಅರ್ಥ ಮಾಡಿಕೊಂಡ್ರೆ ನೇಯಂ ಗಮ್ಯಂ ಅವನಕ್ಕೆ ಹೋಗಲಿಕ್ಕೂ ಬರುತ್ತೆ. ಗುರುಮಿಶ್ಚಾಪಿ ಆಶ್ಚರ್ಯ, ಗುರು ಅವನೇ ಆಗಿದ್ದಾನೆ ಪರಮಾತ್ಮ. ತಿಳಿಯಲ್ಪಡಬೇಕಾದ್ರೆ ತಿಳಿಸ್ಕೊಡೋನು ಅವನೇ, ತಿಳಿಸ್ಕೊಡೋನು ಅವನೇ ಹೊರತು ಇರೋದು ಯಾರು ಹೇಳ್ತು. ಗುರುಗಳು ಹೇಳ್ಕೊಡ್ತಾರಲ್ಲ ಅಂತ ಕೇಳಿದರೆ ಅಗಮ್ಯತ್ವ ಹರಿಸ್ತಸ್ಮಿನ್ ಆವಿಷ್ಠ ಬುದ್ಧಿಗೂ ಹೊರಗೆ ದೇವರು ಒಲಗಿಸಿಕೊಂಡು ಹೇಳುತ್ತಾರೆ ಹೊರತು. ಯಸ್ಮಾ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಪ್ರಯೋಗಿಕ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ದೇವರು ತನ್ನ ವಿಷಯ ತಾನು ಹೇಳಿಕೊಡೋದಕ್ಕೆ ತಿಳ್ಕೋಬೇಕೆ ಹೊರತು ನಾವಾಗಿ ತಿಳ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅರ್ಜುನ ತಿಳಿಸ್ಬೇಕು ಅಂತ ಹೊರಟ, ವಿಶ್ವರೂಪ ತೋರಿಸ್ತಾ ತಿಳಿದರು. ದುರ್ಗ ತಿಳಿಸಬಾರ್ದು ಅಂತ ಹೊರಟ, ವಿಶ್ವರೂಪ ತೋರಿಸಿದ್ರು ತಿಳಿಯಿಲ್ಲ. ಪಾಪ ವಿಶ್ವರೂಪ ತೋರಿಸ್ತಾ ತಿಳಿದಂತೆ ಮಾಡಿದ. ಅದಕ್ಕೆ ತಿಳ್ಕೊಂಡು ದಬ್ಬಕೆ ರೀತಿದ್ರೆ ದುರ್ಗ ತಿಳ್ಕೋಬಹುದಾಗಿತ್ತು, ಆಗಲಿಲ್ಲ. ದೇವರ ಅದಕ್ಕೆ ಹೇಳ್ತಾರೆ ಎಮೇ ವೈ ಚಂದ್ರಮತೆ ಏನಂದ್ರೆ ಅದಕ್ಕಾಗಿ ಪರಮಾತ್ಮ ಗುರುವು ಅವನೇ ಆಗಿದ್ದಾನೆ. ಇನ್ನು ಆಚಾರ್ಯರಿಗೆ ನನಗೆ ಗುರು ಪರಮಾತ್ಮನೇ ಆಗಿದ್ದಾನೆ. ಹುಡುಗವರಿಗೆ ಗುರುಗಳು ಒಳಗಿರುತ್ತಾನೆ, ಆಚಾರ್ಯರು ಗುರುಗಳೇ ಆಗಿದ್ದಾರೆ. ಇದು ವಿಶೇಷ. ಜೇಯಂ ಗಮ್ಯಂ ಗುರು ಪುಷ್ಟಾಪಿ ಅಥವಾ ಪುತ್ರಾರ್ಥ ಉಚ್ಯತೆ, ಅಲ್ಲೂ ಸಾರಸ್ಯ ನೋಡಿ. ಗುರು ಮಂದಿರ ನಾರಾಯಣ ಬೇಕೋಯ್ತನ, ಗುರುವನ್ ಬಹುವಚನ ಮಾಡ್ತಾನೆ. ಗುರುವನ್ ಬಹುವಚನ, ನಾರಾಯಣನ ಬೇಕೋಯ್ತನ. ಯಾತಕ್ಕೆ ಗುರುವನ್ ಬಹುವಚನ ಅಂತ ಕೇಳಿದರೆ, ಪರಮಾತ್ಮ ವೇದವ್ಯಾಸ ಹೈದ್ರಿ ಅವರ ಅನೇಕ ರೂಪಗಳಿಂದ ಹೇಳ್ಕೊಡ್ತಾರೆ. ಆದ್ದರಿಂದ ಗುರು ಇಲ್ಲೂ ಸಾರಸ್ಯ. ಏಕಾಶ್ಚಂದ್ರ ಭಾಗವತ ಹೇಳ್ತಾರೆ, ಗುರುಗಳು ತುಂಬ ಜನ ಇರಬೇಕಂತೆ, ದೇವರು ತುಂಬ ಜನ ಆಗಬಾರ್ದು. ಮತ್ತೆ ದೇವರು ಒಬ್ಬನೇ ಆಗಬೇಕು, ಗುರುಗಳು ತುಂಬ ಜನ ಇರಬೇಕು, ದೇವರು ಒಬ್ಬನೇ ಇರಬೇಕು. ಅದಕ್ಕೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತ ಹೇಳಿ, ಗುರುಗಳು ತುಂಬ ಜನ ಇರಬೇಕು. ಆಮೇಲೆ ದೇವರು ಮಾತ್ರ ಒಬ್ಬನೇ ಆಗಿದೆ, ಹರಿಹಿ ಓಂ ಏಕವಚನ. ಈ ಮಾತು ಅರ್ಥ ಮಾಡಿಕೊಂಡಾಗ ಗುರುಭ್ಯೋ ನಮಃ, ಒಬ್ಬರಿಂದ ಜ್ಞಾನ ಪೂರ್ತಿ ಬರೋದಿಲ್ಲ ಅಂತ ಹೇಳಿದ್ರು. ಒಬ್ಬ ಗುರುಗಳಿಂದ ಜ್ಞಾನ ಪೂರ್ತಿ ಬರೋದೇ, ಲೋಕದಲ್ಲಿ ಹಾಗೆ ಈ ಪ್ಲೇ ಹೋದಂತೆ ಶುರುವಾಗ್ತದೆ. ಈ ಪಿ ಎಚ್ ಡಿ ಬರೋದು ಎಷ್ಟರ ಗುರುಗಳಾಗಿರ್ತಾರೆ ಲೆಕ್ಕನೇ ಇಲ್ಲ. ಎಲ್ಲ ಸೇರಲು ಒಂದೊಂದು ಕ್ಲಾಸ್ ನಾಟ ಗುರುಗಳು ಇರ್ತಾರೆ, ಏನೇನೋ ಇರ್ತಾರೆ. ಆದರೂ ಪ್ರೊಫೆಸರ್ ಹೆಸರು ಒಬ್ರು ಹೇಳ್ತಾರೆ ಅಷ್ಟೇ, ಯಾರು ಪ್ರೊಫೆಸರ್ ಅಷ್ಟೇ ಹೇಳಿರ್ತಾರೆ. ಇವತ್ತು ಎಲ್ಲರಿಗೂ ಅನೇಕ ಗುರುಗಳು ಇರ್ತಾರೆ, ಆದರೆ ಆಚಾರ್ಯರು ಮಾತ್ರ ಗುರುಗಳು ದೇವರು ಒಬ್ಬರೇ ಆಗಿದ್ದಾರೆ ಅನ್ನೋದು ಭಾರಿ ಇದೆ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅನೇಕ ಗುರುಗಳತ್ರ 24 ಗುರುಗಳತ್ರ ಅವರು ಓದಿದ್ದಾರಲ್ಲ ನೋಡಿ ತಿಳ್ಕೊಂಡ್ರಲ್ಲ, ಅದು ಸೂಚಕ. ಅದು ಅದನ್ನೇ ಹೇಳೋದಕ್ಕೆ ಗುರು. ಅಷ್ಟು ಇನ್ನೊಂದು ಅರ್ಥ, ಗುರುಗಳಲ್ಲಿ ಗೌರವದಿಂದ ಗುರುಗಳನ್ನು ಕಾಣಬೇಕು ಅಂತ ಹೇಳೋ ದೃಷ್ಟಿಯಿಂದ ಕೂಡ ಗುರು ಮುಖ್ಯಾತಿ ತತ್ವ ಸೂತ್ರಾರ್ಥ ಉಚ್ಚತೆ. ನಮಸ್ಕಾರವನ್ನು ಮಾಡಿ ಸೂತ್ರಾರ್ಥವನ್ನು, ನನ್ನ ಸೂತ್ರಾರ್ಥ ನನ್ನಿಂದ ಹೇಳಲ್ಪಡುತ್ತದೆ, ಸಮಯದಲ್ಲಿ ಆಚಾರ ಹೇಳದೇ ಇಲ್ಲ, ಹೇಳಲ್ಪಡುತ್ತದೆ ಅಷ್ಟೇ. ಈ ರೀತಿ ಶುರು ಮಾಡಿ 4 ಅಧ್ಯಾಯ ಹೇಳ್ತಾರೆ. ಇನ್ನು ಹೇಳೋದಾದರೆ ಈ ಒಂದು ಶ್ಲೋಕ ಇಡೀ ಬ್ರಹ್ಮಸೂತ್ರಗಳ ಸಾರ. ಇನ್ನೊಂದು ಸಂಕ್ಷೇಪ ಹೇಳೋದಾದರೆ, ನಾರಾಯಣ ಅನ್ನ ಶಬ್ದನೇ ಬ್ರಹ್ಮಸೂತ್ರ ಭಾಷೆ, ನಾರಾಯಣ ಶಬ್ದನೇ ಬ್ರಹ್ಮಸೂತ್ರ ಭಾಷೆ. ಏನು ಬೇಕು ನಿಮಗೆ? ಗುಣೇಶ್ವರವೇ ಇರುವುದಿಲ್ಲ, ಎಲ್ಲ ಗುಣಗಳಿಂದ ತುಂಬಿದವನು. ನಾರಾಯಣ ಶಬ್ದಕ್ಕೆ ಏನರ್ಥ? ನಾರಾಯಣ ಅಂದರೆ ಗುಣ, ನಾರಾಯಣ ಅಂದರೆ ಗುಣ ಏನು? ಗುಣಪೂರ್ಣ ಅಂತ. ಮೊದಲನೇ ಅಧ್ಯಾಯದ ಅರ್ಥ ಪೂರ್ತಿ ಬಂದರು. ನಾರಾಯಣ ಶಬ್ದವೇ ಮೊದಲ ಸೂತ್ರ ಅಧ್ಯಾಯದ ಸಾರ. ಎರಡನೇ ಅಧ್ಯಾಯದಲ್ಲಿ ದೋಷ ಇಲ್ಲದವರು ಅಂತೇಳಿ, ಅರಾಹ ಅಂದರೆ ದೋಷ, ಅರಾಯಣ ಅಂತ ಹೇಳಿದರೆ ದೋಷ ಇರೋರು, ನಾ ಅರಾಯಣ ಅಂದರೆ ದೋಷ ಇಲ್ಲದವರು, ದೋಷ ಬರುತ್ತೆ ಸರ್ ಅವಿರೋಧ ಅಧ್ಯಾಯ. ಆಮೇಲೆ ನಾರ, ನಾರ ಅಂದರೆ ಜ್ಞಾನ, ಯಾಕೆ ಪುರುಷರು ಬಿಟ್ಟರೆ ಬೇರೆ ಯಾರಿಗೂ ಜ್ಞಾನ ಇಲ್ಲ. ಪಶುಗಳ ಮನುಷ್ಯ ಜ್ಞಾನ ಇಲ್ಲದ ಪಶು ಅಂತ ಕರೀತಾರೆ, ಜ್ಞಾನ ಇಲ್ಲದ ಮನುಷ್ಯನ ಪಶು ಅಂತ ಕರೀತಾರೆ. ಸೊ ಮನುಷ್ಯನನ್ನು ಪಶುಗಳಿಂದ ಬೇರೆ ಮಾಡಿರೋದು ಯಾವುದು? ಜ್ಞಾನ. ಅದಕ್ಕೆ ನಾರಾಯಣ ಅಂದರೆ ನಾರ ಅಸಾಧಾರಣ ಉಪದೇಶ ಭವಂತಿ ಇದ್ದ ಹಾಗೆ, ಜ್ಞಾನ ಇರೋದು ಮನುಷ್ಯರಿಗಾದ್ದರಿಂದ ನಾರಂ ಅಂದರೆ ಜ್ಞಾನಂ ಅಂತ. ಜ್ಞಾನ ಗಮ್ಯ ಅದಕ್ಕೆ ಜ್ಞೇಯಮ್ಮನ ಸಾಧನ ಜಯ ಗಮ್ಯ. ಆಮೇಲೆ ನಾರಾಹ ಅಂದರೆ ಉತ್ಸಾಹ, ಅರ ಆದರೂ ದೋಷ, ನಾರಾದರೂ ದೋಷ ಇಲ್ಲದವರು ಅವರಿಂದ ಹೊಂದಲ್ಪಡ್ತಾನೆ. ಮುಕ್ತರಿಂದ ಮುಕ್ತ ಪ್ರಾಪ್ತಿ ಅಂತ. ಸೊ ಫಲಾಧ್ಯಾಯರು ಈಗ ನಾರಾಯಣ ಒಂದೇ ಶಬ್ದದೊಳಗೆ ಇಡೀ ಬ್ರಹ್ಮಸೂತ್ರದ ಸಾರಸ್ಯವನ್ನು ಕೊಡುತ್ತಾರೆ. ಈ ದೃಷ್ಟಿಯಿಂದ ಆಚಾರ್ಯರ ವಿಷಯ ಅಪೂರ್ವವಾದ ಹಿರಿಮೆ, ಊಹೆ ಮಾಡೋದು ಅಸಾಧ್ಯವಾದಂಥ ಹಿರಿಮೆ. ಆದರೆ ಅವರ ಮಾತು ಎಲ್ಲರಿಗೂ ಅರ್ಥವಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಟೀಕಾ ಟಿಪ್ಪಣಿ ಪ್ರಪಂಚ ಬಂದರು. ಮೊದಲನೇದಾಗ ಸಾಕ್ಷಾತ್ ಶಿಷ್ಯರೇ ಟೀಕಾ ಬಂದರು, ಭದ್ರಾಭದೇಶ್ವರು ಬಂದರು, ತಿರುಕು ಪಂಡಿತ ಆಚಾರ್ಯರು ಬರೆದರು, ಸತ್ತರಕ ದೀಪಾವಳಿ ಅವರು, ತತ್ವ ಪ್ರದೀಪ ಇವರದ್ದು, ಆ ರೀತಿ ಬೆಳಗಿಸಿರುವ. ಅನಂತರ ಅವರ ಟೀಕೆಗಳೆಲ್ಲ ಸಂಕ್ಷಿಪ್ತ ಟೀಕೆಗಳು. ಕಾರಣ ಏನು ಗೊತ್ತೇನು? ಆಚಾರ್ಯರ ಹತ್ರ ಪಾಠ ಕೇಳಿದವರು ಎಲ್ಲಿ ನೋಡಿರೋದಿದ್ದ ಕಾಲ ಅವ್ರಿಗೆ ಅಷ್ಟೇ ಸಾಕಾಗ್ತಿತ್ತು. ಆಮೇಲೆ ಗ್ಯಾಪ್ ಜಾಸ್ತಿ ಇದೆ, ಅವಾಗ ಜಾಸ್ತಿ ಹೇಳಬೇಕಾಗಿ. ಹತ್ರ ಇದ್ದವ್ರಿಗೆ ಸ್ವಲ್ಪ ಹೇಳಿದ್ರು ಸಾಕು, ದೂರ ಇದ್ದವ್ರಿಗೆ ಜಾಸ್ತಿ ಹೇಳಬೇಕಾಗಿ. ಅದು ಟೀಕಾಚಾರ್ಯ ಏನು ಮಾಡಿದ್ರು? ಜಾಸ್ತಿ ಹೇಳಿ, ಇನ್ನೂ ದೂರ ಇದ್ದವರಿಗೆ ಟಿಪ್ಪಣಿ ಬೇಕಾಗ್ತದೆ, ಇನ್ನೂ ದೂರ ಇದ್ದರೆ ಅನುವಾದ ಬೇಕಾಗುತ್ತೆ. ದೂರ ಹೋದಷ್ಟು ಕೂಡ ನಮ್ಗೆ ಹೆಚ್ಚೆಚ್ಚು ಸಹಕಾರಿಕರನ್ನು ತೆಗೆಬೇಕಾಗುತ್ತೆ. ಆ ರೀತಿಯಾಗಿ ದೊಡ್ಡ ಸ್ಟ್ರೀಮಿನೊಳಗೆ ಟೀಕಾಚಾರ್ಯರ ಟೀಕಾ ಒಂದು ಸ್ಟ್ಯಾಂಡರ್ಡ್ ಆಗಿ ಉಳ್ಕೊಡೋದು ಅಧ್ಯಯನಕ್ಕೆ. ಅಧ್ಯಯನಕ್ಕೋಸ್ಕರವಾಗಿ ಆಚಾರ್ಯರು ಪ್ರತಿ ಪದಗಳ ಸ್ವಾರಸ್ಯದ ಗೊತ್ತಾಗಬೇಕು ಅಂತಿದ್ರೆ ಶ್ರೀ ಜೈತೀರ್ಥರ ಟೀಕಾಗಳು ಮಾಡಿರುವಂಥ ಕಾಲ ಭಾರಿ ದೊಡ್ಡದು. ಬ್ರಹ್ಮಸೂತ್ರ ಭಾಷೆಗೆ ತತ್ವಪ್ರಕಾಶಿಕೆಯನ್ನು ಬರುತ್ತೆ, ಅಥವಾ ಅನುವ್ಯಾಖ್ಯಾನ ಬರೆದಿದ್ರಲ್ಲ ಅದಕ್ಕೆ ಅದರ ಮೇಲೆ ನ್ಯಾಯಸುದ್ದಿಯನ್ನು ಬರುತ್ತೆ. ನ್ಯಾಯ ಹೇಳಕ್ಕೆ ಅದಕ್ಕೊಂದು ಟೀಕೆ ಬರುತ್ತೆ. ಅಡು ಭಾಷೆಗೆ ಅವರು ಬರಲಿಲ್ಲ, ನಾರಾಯಣ ಪಂಡಿತರು ಬರೆದ ಒಂದು ಟೀಕೆ ಸಿಗುತ್ತೆ. ಇದು ಆನಂದಮಾಲ ಅಂತ ಹೇಳಿ ತ್ರಿವಿಕ್ರಮಾಚಾರ್ಯ ದಾಸರು, ವಾಮನ ಪಂಡಿತರು ಅವರು ಬರೆದ ಟೀಕಾ ಸಿಗುತ್ತೆ. ಹೀಗೆ 4 ಗ್ರಂಥಗಳ ಟೀಕೆ ಬಂದು ಮುಂದೆ ಸಾಕಷ್ಟು ಬೆಳಕೊಂಡು ಬಂದು ತತ್ವಪ್ರಕಾಶಿಕಾದ ಮೇಲೆ ಗ್ರಂಥಗಳಲ್ಲಿ ಅತಿ ಶ್ರೇಷ್ಠವಾದ ಕೃತಿ ಅಂದರೆ ತಾತ್ಪರ್ಯ ಚಂದ್ರಿಕ, ವ್ಯಾಕರಾಜರ ಶ್ರೇಷ್ಠವಾದ ಕೃತಿ ತಾತ್ಪರ್ಯ ಚಂದ್ರಿಕ ಬಂದು ಆ ಹೆಸರಿಗೆ ಟಿಪ್ಪಣಿ ಒಂದು ವಾದ ಗ್ರಂಥದ ರೂಪದಲ್ಲಿ ಉಳಿದ ಎಲ್ಲ ಭಾಷೆಗಳನ್ನು ತುಲನಾತ್ಮಕವಾಗಿ ನೋಡಿದಂಥ ಗ್ರಂಥ. ಸೂತ್ರೆ ಭಾಷ್ಯ ಕನ್ಯಾಯುಗ ಅಂತ ಹೇಳಬೇಕಾದ್ರೆ ಸೂತ್ರೇ ಭಾಷ್ಯೆ ಅನುಭಾಷ್ಯೆ ಸಂಜಾಯ ದುರ್ಗವು ತಥ ಟೀಕಾಸಿತ ಯಥಸ್ಪಷ್ಟ ಸತ್ಯ ಸ್ಪಷ್ಟೀಕರಿಸಿದೆ. ಎಲ್ಲ ಗ್ರಂಥಗಳ ಸ್ಪಷ್ಟೀಕರಣವಾಗಿ ಬಂದಿದ್ದು ಒಂದು, ಮತ್ತು ಪರಭಾಷ್ಯಗಳನ್ನು ಅನುವಾದ ಮಾಡಿ ದೂಷಣೆ ಮಾಡತಕ್ಕಂಥದ್ದು ಕಪ್ಪಾಯ ದೃಷ್ಟಿಸಿರುವಾಗಿದ್ದು ಅವರಿಂದ ಆಚಾರ ಅಲ್ಲೇ ಮಾಡಿದ್ದಾರೆ, ಶಿಕಾರಲ್ಲಿ ಮಾಡಿದ್ದಾರೆ, ಪೂರ್ತಿ ಮಾಡಕ್ಕೆ ಹೊರಟಿದ್ದು ಅದರ ಹಿನ್ನೆಲೆಯಲ್ಲಿ ವ್ಯಾಸರ ಪರೋಕ್ಷೇ ದುಷ್ಟೇ ವಾಂಶ ಮಿತೈಶ್ಚರ್ಧಿ ಅನೂಜ್ಯತೆ ಅಂತ ಹೇಳ್ಬಿಟ್ಟು ದೂಷಣ ದೂಷಣ ವಿಚಾರ್ಯ ಶ್ರೀ ಹನುಮತ್ ಭಾಷ್ಯ ಸೂಚಿತ ಮುಚ್ಚೆ ಅವ್ರು ಹೇಳಿದ್ದನ್ನು ಸಂಗ್ರಹ ಮಾಡಿ ಹೇಳಿ ಏನು ದೋಷ ಆಗೋದನ್ನು ಹೇಳಿ ನಮ್ಮದೇ ಭಾಷ್ಯ ಆಗೋದನ್ನು ರುಜುವಾತ್ ಮಾಡಿಕೊಂಡು ಕೊಟ್ಟ ಗ್ರಂಥವಾಗಿ ಬಂತು. ಎರಡು ದೃಷ್ಟಿಯಿಂದ ತತ್ವ ಪ್ರಕಾಶಿಕಾದ ವ್ಯಾಖ್ಯಾನವಾಗಿ ತಾತ್ಪರ್ಯಚಂದ್ರಿಕೆ ಬಂದ ಮೇಲೆ ನ್ಯಾಯಸುದಿಯ ಮೇಲೆ ಅನೇಕ ರೀತಿಯಲ್ಲಿ ಪರಿಮಳಾದಿ ಗ್ರಂಥಗಳು ಶ್ರೀ ವಾದಿರಾಜ ಸ್ವಾಮಿಗಳು ಎರಡಕ್ಕೂ ಟಿಪ್ಪಣಿ ಬರೀತಾರೆ. ಅದಕ್ಕಿಂತ ಹೆಚ್ಚು ಯುದ್ಧ ಅಮೆರಿಕ ಗ್ರಂಥ ಬಂದು ಬರೆದು ದೃಷ್ಟಿಯಿಂದ ಅದು ಅನುವ್ಯಾಖ್ಯಾನದ ವಿಸ್ತೃತ ಭಾಗ ಇದೆ. ಇಡೀ ನಮ್ಮ ಇಡೀ ಶಾಸ್ತ್ರ ಪ್ರಪಂಚದೊಳಗೆ ಗಮನಿಸಿ, ಇಡೀ ನಮ್ಮ ವಿಶ್ವ ಶಾಸ್ತ್ರ ಪ್ರಪಂಚದೊಳಗೆ ಶೋಕಾತ್ಮಕವಾದ ಅತಿ ದೊಡ್ಡ ಗ್ರಂಥ ಅಂದರೆ ಯುಕ್ತಿಮನಿ. ಶೋಕ ರೂಪದೊಳಗೆ ಬ್ರಹ್ಮಸೂತ್ರಗಳ ಮೇಲೆ ಬಂದ ಗ್ರಂಥದಲ್ಲಿ ಅತಿ ದೊಡ್ಡದು ಅಂದರೆ ಯುಕ್ತಿಮನಿ. 5379 ಶೋಕ ಭಾರಿ ದೊಡ್ಡದು, ತಾತ್ಪರ್ಯ ಇನ್ನೂ ದೊಡ್ಡದು ಆಚಾರ್ಯರು. ಆದರೆ ಅದು ಇದಕ್ಕೆ ಬಂದಿದ್ದು ಅನುವ್ಯಾಖ್ಯಾನದ ಮೇಲೆ ಡೆವಲಪ್ ಆಗಿ ಬಂದಿದ್ದು ರಾಜರಾಜ ಸ್ವಾಮಿ ಯುಕ್ತಿಮನಿ. ಇನ್ನು ಪರಿಮಳಾದ ಟಿಪ್ಪಣಿಗಳು ಬಂದು ಅನೇಕ ಗ್ರಂಥಗಳು ಬಂದಿದೆ. ಸರಿಯಾಗಿ ಓದಕ್ಕೆ ಹೋದರೆ ಒಂದು ಜನ್ಮ ಏನೇನೂ ಅಲ್ಲ, ಬಹಳ ಕಡಿಮೆ ಆಗುತ್ತೆ. ಅಷ್ಟು ಗ್ರಂಥರಾಶಿ ನಮ್ಮದು ಒಂದು ಮೊದಲನೇ ಸೂತ್ರ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ. ಇನ್ನು ಹೇಳಬೇಕು ಅಂದರೆ ಸರಿಯಾಗಿ ಓದಕ್ಕೆ ಬಂದು ಮೊದಲನೇ ಸೂತ್ರ ಒಂದ್ರ ಮೇಲೆ ಜಿಜ್ಞಾಸಾಧಿಕರಣಕ್ಕೆ ಇಷ್ಟಪಟ್ಟಿದ್ದೀವಿ, ಒಂದೇ ಅಧಿಕರಣ ಪೂರ್ತಿ ಒಂದೇ ವಾಣಿ ಮಾಡಿಸಿದ. ಅದೇನು ಆ ಟೀಕಾ ಪಂಕ್ತಿಗಳಲ್ಲಿ ಟಿಪ್ಪಣಿ ಪಂಕ್ತಿಗಳಲ್ಲಿ ಅಷ್ಟೇನೆ, ಅದು ಅನುಮಾನ ಜನ ಸೇರಿಸ್ತೇನೆ ಅಷ್ಟಾಗಿ. ಈಗ ಎಷ್ಟು ದೊಡ್ಡ ಶಾಸ್ತ್ರ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಓದೋ ತಿಳ್ಕೊಳ್ಳೋದಕ್ಕೆ ಹೊರತು ಎಂದು ಪ್ರಭುತ್ವ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಯಾವುದೇ ಶಾಸ್ತ್ರದ ಮೇಲೆ ಪ್ರಭುತ್ವ ಅಂತ ಹೇಳಿದರೆ ಸಾಕ್ಷಾತ್ ಭಗವಂತ, ಅದರ ವಾಯುದೇ ಉಳಿದವರಿಗೆ ಯಥಾಯೋಗ್ಯವಾದ ತಮ ಪತಂತಿ ಆಪ್ತ ಸಮಂ ಪತಸ್ತ್ರೀಣ. ಹಕ್ಕಿಗಳು ಪಕ್ಷಿಗಳು ತಮ್ಮ ಶಕ್ತಿ ಇದ್ದಷ್ಟು ಹೇಗೆ ಹಾರತಾವೋ ಅಷ್ಟು ನಮಗೆ ಯಥೋಚಿತವಾಗಿ ನಾವು ಸಮುದ್ರ ಸ್ಥಾನಕ್ಕೆ ಹೋಗ್ತೇವೆ. ಕೆಲವು ಒಂದೇ ಎಲೆ ಬಿಟ್ಟು ಸ್ಥಾನ ಆಗಿಬಿಟ್ಟು ಬರೋದು ಕೆಲವರು, ಒಂದು ಎರಡು ಹೆಜ್ಜೆ ಹೋಗೋದು ಕೆಲವರು, ಬಿದ್ದ ಮೇಲೆ ಬರೋದು ಕೆಲವರು, ಇನ್ನೂ ಮುಂದೆ ಹೋಗೋದು ಕೆಲವರು, ಈ ರೀತಿ ಬಂದರೆ ಮುಂದೆ ಹೋಗ್ತಾ ಅದು ಸಮುದ್ರ ಸ್ಥಾನ ಎಲ್ರಿಗೂ ಆಗ್ತದೆ. ಭಾಳ ವಿಶೇಷ ಅಂದರೆ ಎಲ್ರಿಗೂ ಸ್ಥಾನ ಆದಾಗ ಲೆಕ್ಕ, ಅವರೆಲ್ಲರೂ ಸಿದ್ಧಾನೆ ಅಯೋಗ್ಯತೆ ತಕ್ಕಂತೆ. ಅದಕ್ಕೆ ನಾವೆಷ್ಟು ಕೂಡ ಶಾಸ್ತ್ರವನ್ನು ಅಧ್ಯಯನ ಮಾಡಲು ಪ್ರಯತ್ನ ಪಡಬೇಕು. ಆಚಾರ್ಯ ಏನು ಮಾಡ್ತಾರೆ, ಓ ಮಹಾತೋ ಬ್ರಹ್ಮ ಜಿಜ್ಞಾಸ ಓ ಅಲ್ಲಿಂದ ಶುರು ಮಾಡ್ತಾರೆ. ಅರ್ಥ ಅಂದರೆ ಏನು, ಎಲ್ಲರೂ ಒಂದಕ್ಕೆ ಬರೋದಿಲ್ಲ, ಅರ್ಹತೆ ಇಲ್ಲ, ಇದ್ದವರು ಒಂದಕ್ಕೆ ಸಾಧ್ಯ ಇಲ್ಲ. ಎಲಿಜಿಬಿಲಿಟಿ ಬೇಕು, ಫಸ್ಟ್ ರ್ಯಾಂಕ್ ಬಿ ಎ ಒಳಗೆ ಮೆಡಿಕಲ್ ಸೀಟ್ ಸಿಗೋದಿಲ್ಲ ಅವರಿಗೆ, ಅದು ಬಿ ಎ ಓದಿದ್ದಾರೆ, ಅದಕ್ಕೆ ಎಲಿಜಿಬಿಲಿಟಿ ಇಲ್ಲ ಅವರು. ನಮ್ಮ ಜನ ಏನಾದರೂ ಪಡ್ಕೋ ಅಧಿಕಾರ ಇಲ್ಲಾಂದ್ರೆ ಏನು ನಮಗೆ ಅವಮಾನ ಮಾಡ್ತಾರೆ ಅಂತ, ಅವಮಾನದ ಪ್ರಶ್ನೆ ಅಲ್ಲ. ಬಿ ಎ ಫಸ್ಟ್ ರ್ಯಾಂಕ್ ಒಪ್ಕೊಳ್ಳೋದು ಅವರು, ಆದರೆ ಮೆಡಿಕಲ್ ಇಂಜಿನಿಯರಿಂಗ್ ಅಡ್ಮಿಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನೆ ಅರ್ಹತೆ ಇರಬೇಕು, ಶಾಸ್ತ್ರ ಓದಬೇಕಾದ ಅರ್ಹತೆ ಇರಬೇಕು. ಅರ್ಹತೆ ಅನ್ನೋದು ಯಾವಾಗಲೂ ಕೂಡ ಸ್ವರೂಪ ಯೋಗ್ಯತೆ, ಬಹಳ ಜನ ಗೊತ್ತಿಲ್ಲ ಸ್ವರೂಪ ಯೋಗ್ಯತೆ ಮೊದಲ ಅರ್ಹತೆ. ಏನು ಸ್ವರೂಪ ಯೋಗ್ಯತೆ ಅಂದರೆ ಶಮದಮಾದಿ ಸಂಪತ್ತಿ ಇರುತ್ತೆ, ಅದರಿಂದ ಹೊರಗೆ ಬಿಡೋಕ್ಕೆ ಎಷ್ಟು ಬುದ್ಧಿವಂತರಿಗೆಲ್ಲ ಶಾಸ್ತ್ರ ಆಗಿಸ್ಕೊಂಡ್ರೆ ತಪ್ಪದು, ಯೋಗ್ಯರಿಗೆಲ್ಲ ಶಾಸ್ತ್ರ. ಹೊರಗೆ ಶಾಸ್ತ್ರ ಮಾಡುವುದು ಯಾರು ಗಾತ್ರವಲ್ಲ, ಭಾರಿ ಬುದ್ಧಿವಂತರವರೆಲ್ಲ ಕೂಡ ಬುದ್ಧಿವಂತರಿಗೆಲ್ಲ ಶಾಸ್ತ್ರ ಅಲ್ಲ. ಅದಕ್ಕೆ ರಮೇಶನ ಬಹುನಾಶ್ರುತೆಯನ್ನು ಕಲಿತರಿಂದ ಯೋಗ್ಯತೆ ಇಲ್ಲದೆ ಹೋದರೆ ಶಾಸ್ತ್ರ ಇಲ್ಲ. ಅಥ ಅಥ ಶಬ್ದೇನ ಅಧಿಕಾರ ಅಥ ಈ ಚಮುನಾ ಫಲ ಬ್ರಹ್ಮಶಬ್ದೇನ ವಿಷಯ ಸೂಚಯಾವಾಸ ಸೂತ್ರಕೃತ. ಚಂದ್ರಿಕಾಚಾರ್ಯರು ಶ್ಲೋಕದಲ್ಲಿ ಹೇಳ್ತಾರೆ, ಕಾರ್ಯಕಾರಿಗಳು ತಾತ್ಪರ್ಯ ಚಂದ್ರಿಕಾರಲ್ಲಿ ಅರ್ಹತೆ ಯಾರಿಗೆ ಅಂದರೆ ಶಮದವಾದಿ ಸಂಪತ್ತಿ ಇರುವುದು, ಆದರೆ ವೈರಾಗ್ಯ ಇರುವುದು. ಏನು ಪ್ರಯೋಜನ ವೈರಾಗ್ಯ ಇಲ್ಲದವನಿಗೆ ಎಂದೂ ಕೂಡ ಶಾಸ್ತ್ರಾರ್ಥ ತಿಳಿಯೋದಿಲ್ಲ. ಮತ್ತು ಚಿನ್ನದ ತಟ್ಟೆಯಲ್ಲಿ ಪಂಚಭಕ್ಷ ಪರಮಾನವಾಗಿ ಬರೆಸಿದ್ರು ಕೂಡ ಹಸಿವೆ ಇಲ್ಲ ಹೋದರೆ ಅದು ಊಟ ಮಾಡೋಕ್ಕಾಗುತ್ತೆ. ಹಸಿವು ಬರದ ಹೋದರೆ ಊಟ ಮಾಡ್ತಾರೆ, ತಟ್ಟೆ ಹೊರಕೊಂಡು ಹೋಗ್ತಾರೆ ಹೊರತು ಬಂಗಾರ ತಟ್ಟೆ ಅಂತೇಳಿ ಊಟ ಮಾಡೋಕ್ಕಾಗುತ್ತೆ. ಯಾರ್ಯಾರು ತುಂಬಿಸ್ಬೋದ ಹೊರತು ತಿನ್ನಕ್ಕಾಗುತ್ತೆ. ಅದು ಹಸಿವು ಬೇರೆ, ಹಸಿವು ಹೊರಗಿಂದ ಬರಕ್ಕೆ ಬರಲ್ಲ, ಹೊರಗಿಂದ ಬರಬೇಕು ಹಸಿವು. ಹೊರಗಿಂದ ಬಂದರೆ ಹಸಿವು ಅಲ್ಲ, ಹೊರಗಿಂದ ಬರಬೇಕು. ಅದಕ್ಕೆ ಸ್ವರೂಪ ಯೋಗದ ಹೊರಗಿಂದ ಬರಬೇಕು ಅಂತ ಹೇಳ್ತಾರೆ. ಒಳಗಿಂದ ಜ್ಞಾನದ ಹಸಿವು ಬರೋದು ಒಂದು ಒಂದೇ ಹಸಿವು ಬಂದಾಗ ಏನು ಮಾಡ್ತಾನೆ ಗೊತ್ತಾ, ಎಲ್ಲ ಕೆಲಸ ಬಿಟ್ಟು ಊಟ ಮಾಡ್ತಾನೆ. ವೈರಾಗ್ಯ ಬಂದವನು ಏನು ಮಾಡ್ತಾನೆ ಗೊತ್ತಾ, ಎಲ್ಲವನ್ನು ಬಿಟ್ಟು ದೇವರ ಕಡೆ ಕೇಳಿರುತ್ತೆ, ದೇವರ ಮೇಲೆ ಕೇಳುತ್ತೆ. ಅದೇ ವೈರಾಗ್ಯ, ವೈರಾಗ್ಯಕರ ಸ್ವಲ್ಪ ವೈರಾಗ್ಯ ಇರ್ತದೆ, ಅದು ಉಪಯೋಗ ಇಲ್ಲ. ಇಹ ಮಾತ್ರ ಫಲಭೋಗದಿರಾಗ ಏನು ಕೊಟ್ಟರು ಬೇಡ ಅಂತ ದೇವರು. ಇಹ ಲೋಕದಲ್ಲಿ ಚಕ್ರವರ್ತಿ ಪದವಿ ಕೊಟ್ಟರು ಬೇಡ, ಪರಲೋಕದಲ್ಲಿ ಸರ್ಕಾರಿ ಪದವಿ ಕೊಟ್ಟರು ಬೇಕೇ. ಆ ಸ್ಟೇಜಿನ ವೈರಾಗ್ಯ ಬಂದರೆ ಮಾತ್ರ ಶಾಸ್ತ್ರ ಸಿಗುತ್ತದೆ. ಶಿವದಾವಾದಿ ಸಂಪತ್ತಿ ಅದು ಸೇರ್ಕೊಂಡು ಬಂದ ವೈರಾಗ್ಯಗಳೆಲ್ಲ ಸೇರಿದರೆ ಅವಾಗ ಸಾಕು. ಇನ್ನು ಯಥಾಶಕ್ತಿಯಾಗಿ ಬೇರೆ ಶಾಸ್ತ್ರ ಓದಿ ಬಂದಿರಬೇಕು. ಆಗ ಅತಃ ಎಲ್ಲ ಕಷ್ಟಪಟ್ಟು ಯಾಕೆ ಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಅತಃ ದೊಡ್ಡ ಫಲ ಇದೆ ಅಂತ ಹೇಳ್ತಾರೆ.
ದೊಡ್ಡ ಫಲ ಇದೆ. ರೈತ ಬಿಟ್ಟು ಹೋಗ್ತಾರೆ, ಬೆಳಿಗ್ಗೆ 6 ಕೊನೆ ಬಿಟ್ಟು ರಾತ್ರಿ 12 ಕೊನೆ ಬರ್ತಾರೆ. ಸಿಟ್ಕೊಂಡ್ಬಿಟ್ಟು ಬುದ್ಧಿ ಇದೆ ಅಂದ್ರೆ ಕೆಲಸ ಬಿಡಿ ಅಂತ ಹೇಳ್ತಾರೆ. 2 ಲಕ್ಷ ಸಂಬಳ ಅಂತ ಹೇಳಿದ್ರೆ ಹೋಗಲಿ, ಅಲ್ಲೇ ಬಿದ್ದುಕೊಂಡು ಯಾರು ಬೇಡ ಅಂತ ಹೇಳ್ತಾರೆ. ಫಲ ಇದೆ, ಫಲ ಕೊಟ್ಟಾಗ ಜನಕ್ಕೆ ಕಷ್ಟಪಡೋದು ಗೊತ್ತೆ. ಏಕಾಚೆ ಮಾಡಬೇಕು, ಚಾತುರ್ಮಾಸ್ಯ ಮಾಡಬೇಕು, ಇವೆಲ್ಲ ಕೇಳಿದವ್ರಿಗೆ ಏನನ್ಸುತ್ತೆ ಗೊತ್ತಾ? ಏನು ಕಷ್ಟ ಸಿದ್ಧಾಂತ ಅನಿಸ್ತದೆ, ಫಲ ಕೇಳಿಬಿಟ್ರೆ ಹೋಗಬೇಕು ಅನಿಸ್ತದೆ. ಎಂಥ ಫಲ ಗೊತ್ತಾ? ದಶ ಪುನರಾವರ್ತನೆ, ರಾಜ ಪುನರಾವರ್ತನೆ. ಅದಕ್ಕೆ ಅನಾವೃತ್ತಿ ಶಬ್ದ, ಪರಾವೃತ್ತಿ ಶಬ್ದ. ಅಪಶಬ್ದ ಕರ್ತವೆ, ಅನಾವೃತ್ತಿ ಶಬ್ದ. ಶಾಶ್ವತ ಫಲ ಮೊದಲನೇದಾಗಿ, ಶಾಶ್ವತ ಫಲ, ಪೂರ್ಣ ಫಲ ಎಲ್ಲ ಅರ್ಥ ಮಾಡ್ಕೋಬೇಕು. ಮೋಕ್ಷ ಆಗೋದು ಶಾಶ್ವತ ಮತ್ತು ಪೂರ್ಣ. ಅದು ಬಿಟ್ಟರೆ ಬೇರೆ ಎಲ್ಲವೂ ಶಾಶ್ವತ ಅಲ್ಲ, ಪೂರ್ಣನೂ ಅಲ್ಲ. ಬದುಕಲೋದು ಶಾಶ್ವತ ಅಲ್ಲ, ಕೀಡೆ ಪುಣ್ಯ ಭಕ್ತರೋಗ ವಿಷಯ ಪೂರ್ಣ ಅಲ್ಲ. ಅಲ್ಲೂ ಕೂಡ ಭಯ ಸೇರ್ಕೊಂಡಿದೆ, ಅಪೂರ್ಣತೆ ಮತ್ತು ಅನಿತ್ಯತೆ ಎರಡು ಸೇರ್ಕೊಂಡಿದೆ. ಮೋಕ್ಷದಲ್ಲಿ ಎರಡಿದೆ, ಪೂರ್ಣ ಮತ್ತು ಶಾಶ್ವತ. ಯಾರಾದ್ರು ಕೇಳಿದ್ರೆ ಯಾಕೆ ಕಷ್ಟಪಡ್ತೀರಿ ಅಂತ ಕೇಳಿದ್ರೆ ಜನಗಳು, ಏಕಾಚಿ ಯಾತಕ್ಕೆ ಪಡ್ತೀರಿ, ಉತ್ತರ ಕೊಡೋಕೆ ಬರೋದಿಲ್ಲ, ಕೇಳಿದಾರಲ್ಲರೇ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಮಠದಿಲ್ಲ ಇಲ್ಲ ಅಂತ ಹೇಳ್ತಾರೆ. ಈ ಥರ ತಿರುಗಬೇಕು, ಮೋಕ್ಷಕ್ಕೆ ಹೋಗೋಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವಾಗ ನಾವು ಮಾಡ್ತೇವೆ ಅಂತ ಜನಗಳನ್ನ. ಇವತ್ತು ಜನಕ್ಕೆ ಆ ಉತ್ತರ ಬಾಡೋರಿಗೆ ಉತ್ತರ ಗೊತ್ತಿಲ್ಲ, ತಮಾಟೆ ಗೊತ್ತಿರಬೇಕಂತ. ಏಕಾಚಿ ಮಾಡೋರು ಯಾಕೆ ಮಾಡ್ತೀವಿ ಗೊತ್ತಿಲ್ಲ, ಶಾಸ್ತ್ರ ಓದಲು ಯಾಕೆ ಗೊತ್ತಿ ಗೊತ್ತಿಲ್ಲ, ಶಾಸ್ತ್ರ ಓದಲು ಯಾಕೆ ಪಂಡಿತರ ಆಗ್ತಾರೆ, ಪ್ರಶಸ್ತಿ ಬರ್ತದೆ, ಅದು ಶಾಸ್ತ್ರ ಅಲ್ಲ. ಅದಕ್ಕಿಂತ ವೈಟಿ ಬಿಟ್ಟು ಜಾಸ್ತಿ ಯಾವ ಪಂಡಿತರು ಬರೋದು ಅಲ್ಲಿ ಬರುತ್ತದೆ, ಅಲ್ಲಿ ಓದ್ಬೋದಾಗಿತ್ತಾಗುತ್ತೆ. ಅದಲ್ಲ ಮೋಕ್ಷ ಸಿಗದ ನಂತರ ಮತ್ತು ಮೋಕ್ಷದ ಪರಿಕಲ್ಪನೆಗಳ ಜನ ಬರ್ತಿದ್ದ ಹೋದರೆ ಏನೂ ಉಪಯೋಗ ಇಲ್ಲ. ಅತಃ ಇವತ್ತು ಮಕ್ಕಳ ಯಾತಕ್ಕೆ ನಾವು ಇವತ್ತು ಬದಲಾವಣೆ ಮಾಡೋಕ್ಕಾಗಿಲ್ಲ ಅಂದರೆ ಮೋಕ್ಷದ ವಿಷಯ ಹೇಳೋದು ಬರ್ತಾ ಇಲ್ಲ ಅವರ ಬಗ್ಗೆ, ನಮಗೆ ಗೊತ್ತಿಲ್ಲ ಮೋಕ್ಷದ ಬಗ್ಗೆ. ಫಲಾಧ್ಯಾಯ ಪೂರ್ತಿ ಮೋಕ್ಷದ ಬಗ್ಗೆ ಹೇಳಿಕೊಂಡಿರತಕ್ಕಂಥ ಭಾಗ ಮೋಕ್ಷ ವೈಕುಂಠ ವರ್ಣನೆ ಅಂದರೆ ಅದೇ ವೈಕುಂಠ ವರ್ಣನೆ ನೋಡಬೇಕು, ಫಲಾಧ್ಯಾಯನ ನೋಡಬೇಕು. ಅತಃ ಕಥಾ ಅಥ ಬ್ರಹ್ಮ ಜಿಜ್ಞಾಸ. ಸರಿ, ಏನು ಮಾಡಿದ್ರೆ ಸಿಗುತ್ತೆ ಅಂದರೆ ಪರಮಾತ್ಮನ ಜಿಜ್ಞಾಸೆ ಮಾಡಿದರೆ ಮಾತ್ರ ತಿಳಿಯುತ್ತೆ. ಬೇರೆ ಏನು ಮಾಡಿದ್ರೆ ತಿಳಿಯುತ್ತೆ? ಇಂಜಿನಿಯರಿಂಗ್ ಆಗಬೇಕಾ? ಇಂಜಿನಿಯರ್ ಆಗಬೇಕಾ? ಇಂಜಿನಿಯರ್ ಒಳ್ಳೇದು, ಡಾಕ್ಟರ್ ಆಗಬೇಕಾ? ಮೆಡಿಕಲ್ ಒಳ್ಳೇದು. ಮೋಕ್ಷಕ್ಕೆ ಹೋಗಬೇಕಾ? ಬ್ರಹ್ಮಜ್ಞಾನ ಒಳ್ಳೇದು, ಇಲ್ಲದೆ ಹೋದರೆ ಮೋಕ್ಷ ಇಲ್ಲ. ನೇಂದ್ರ ಕೊಡೋದ್ರ ಗೊತ್ತ, ಜನ ದಾನ ಗಿನ ಮಾಡಿ ಮೋಕ್ಷಕ್ಕೆ ಹೋಗೋದು ಅಂತೇಳಿ ಸಾಧ್ಯ ಇಲ್ಲ. ಏನು ಮಾಡಿದ್ರೆ ಮೋಕ್ಷಕ್ಕೆ ಹೋಗೋಕ್ಕೆ ಬರೋದಿಲ್ಲ. ನಾನೇ ಅಪ್ಪಂಥ ಅಯ್ಯನಾಯ ವಿಷಯ ಜಿಜ್ಞಾಸ ಅಂದರೆ ವಿಚಾರ. ಪರಮಾತ್ಮನ ವಿಚಾರವನ್ನು ಎಲ್ಲಿವರೆಗೂ ನಾವು ಮಾಡೋದಿಲ್ಲ, ಅಲ್ಲಿವರೆಗೂ ಮೋಕ್ಷದ ಬಾಗಿಲು ವಿಕೃತದ ಬಾಗಿಲು ತೆಗಿತಾ ಇಟ್ಕೊಂಡ್ಬಿಟ್ಟು ವಿಕೃಟೇ ಕಾಸಿದ್ದಿಲ್ಲ. ತೆಗಿತಾರೆ ನಮಗಲ್ಲ, ಯಾರಿಗೋ ತೆಗಿತಾರಂತೆ. ನಮಗೆ ತೆಗಿಬೇಕಂದ್ರೆ ದಾರದ ರಸಿ ತಿರ್ಬೇಕಲ್ಲ. ದಾರ ಇದ್ದವರಿಗೆ ಮಾತ್ರ ವಿಕೃತದ ಬಾಗಿಲು ತೆಗೆಯದೆ ಹೊತ್ತು ಬೇರೆ ಅಲ್ಲ. ಆದ್ದರಿಂದ ಬ್ರಹ್ಮ ಜಿಜ್ಞಾಸ ಈ 4 ಮಾತಿನಲ್ಲಿ ಇಡೀ ಶಾಸ್ತ್ರದ ಹೃದಯನೇ ತೆಗೆದು. ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥ ಅಥಃ ಬ್ರಹ್ಮ ಜಿಜ್ಞಾಸ. 4 ಪದಗಳು, 4 ಅಧ್ಯಾಯ. ಅಥ ಅಥಃ ಬ್ರಹ್ಮ ಜಿಜ್ಞಾಸ, ಅದು ಸಮಸ್ತ ಪದ ಮಾಡಿದ್ದಾರೆ. ಬ್ರಹ್ಮ ಜಿಜ್ಞಾಸ ಶಬ್ದಗಳು 4. ಆ ದೃಷ್ಟಿಯಿಂದ ಅದು ನೋಡಿ, ಅಥ ಅಥಃ ಅವ್ಯಯ, ಅವ್ಯಯ ಫಲ ಅಂತ ಅರ್ಥ. ಅವ್ಯಯದಲ್ಲಿ ಅವ್ಯಯ ಫಲ, ಅಥ ಅದರ ಅವ್ಯಯ ಅಧಿಕಾರ ಇದೆ. ಲೋಕ ಬರತಕ್ಕಂಥ ಅಧಿಕಾರ ಉದ್ಯೋಗ ಇಲ್ಲ, ಶಾಶ್ವತ ಅಧಿಕಾರ ಇರಬೇಕಾದ್ರೆ ಅಥ ಅದು ಅವ್ಯಯನೇ, ಅತಃನ ಅವ್ಯಯನೇ. ಬ್ರಹ್ಮ ಜಿಜ್ಞಾಸ ಸ್ತ್ರೀಲಿಂಗದ ಫಲ, ಹೆಂಗಸು ತನ್ನ ಗಂಡನ ಹಿರಿಯಾಗಿ ಹಿಡಿಯಬೇಕು ಅಂತ ಅರ್ಥ. ದೇವರ ಹಿಡಿಯಬೇಕಾದ್ರೆ ಬ್ರಹ್ಮ ಜಿಜ್ಞಾಸ. ಆ ಮಾತನ್ನು ಭಗವಂತ ಹೇಳ್ತಾನೆ ಅಂಬರೀಶೋಪಾಚಾರದಲ್ಲಿ. ನಾರಾಯಣ ಹೇಳ್ತಾನೆ, ನನ್ನ ಭಕ್ತರು ಹೇಗಿರ್ತಾರೆ ಗೊತ್ತಾ? ನನ್ನ ವಶೀಕರುವಂತೆ ಮಾಂ ಭಕ್ತ್ಯ ಸತ್ಪತ್ನಿ ಸತ್ಪ್ರಿಯ ಯಥ. ಸತ್ತ ಒಳ್ಳೆ ಗಂಡನನ್ನು ಒಳ್ಳೆ ಹೆಂಡತಿ ಹೇಗೆ ಹಿಡಿತಾರಲ್ಲ, ಹಾಗೆ ನನ್ನ ಭಕ್ತನ ಹಿಡಿತಾರೆ ಅಂತ ಭಗವಂತ ಹೇಳಿದ್ದಾರೆ. ಅದಕ್ಕೆ ಅಥಾತು ಬ್ರಹ್ಮ ಜಿಜ್ಞಾಸ. ಅಲ್ಲಿಂದ ಒಂದು ಬ್ರಹ್ಮ ಅಂದರೆ ಯಾರು, ದೇವರು ಅಂದರೆ ಯಾರು? ನಮ್ಮ ಜನ ಪುತ್ರ ಗೊತ್ತಿಲ್ಲ, ಆದ್ದರಿಂದ ಎಲ್ಲರೂ ದೇವರಾಗಿರ್ತಾರೆ. ಕಟ್ ಕಟ್ಟವರೇ ದೇವರೇ, ಶ್ರೀಪಾತ್ರೆ ಕೊಟ್ಟರೆ ದೇವರು, ಬೂದಿ ಕೊಟ್ಟರೆ ದೇವರು, ಏನೇನೋ ಕೊಟ್ಟ ದೇವರಾಗಿರ್ತಾರೆ. ದೇವರಿಂದ ಅರ್ಥನೇ ಗೊತ್ತಿಲ್ಲ. ಬ್ರಹ್ಮಸೂತ್ರ ಹೇಳುತ್ತದೆ ಜನ್ಮಾದ್ಯಷ್ಟ ಏಕ. ಆ ಮಾತು ತಿಳ್ಕೊಂಡ್ರೆ ಬಲಿಷ್ಠ ದೇವರು ಅಂದ್ರೆ ಯಾರು ಗೊತ್ತಾ? ಜನ್ಮಾದ್ಯಷ್ಟ ಏಕ ಅಸ್ಯ ಅಂದರೆ ಇದರ, ಇದರಾದರೆ ಯಾವುದರ? ಇಡೀ ಸಮಸ್ತ ಚೇತನಾಚೇತನಾತ್ಮಕವಾದ ಜಗತ್ತಿಗೆ ಆಚಾರ ಅಲ್ಲಿ ಬರೀತಾರೆ. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭುತ್ವ ಸುರನಾದ ಸ್ವೀಕ ಚತುರಾತ್ಮಕಸ್ಯ. ಆಚಾರ್ಯರ ಮಾತು ಇಲ್ಲಿ ಬರೆದಿದ್ದಾರೆ, ನಾನು ಭಾಗವತ ಶಾಸ್ತ್ರದಲ್ಲಿ ಬರೀತಾರೆ. ಯಾಕೆ ಜನ್ಮಾದ್ಯಷ್ಟೇ ಅಂತ ಬಂದಿರೋದ್ರಿಂದ ಅಲ್ಲಿ ಬರೀತಾರೆ. ಈ ದೇಶ ಬೇಕಾದ್ರೆ ಅದು ಕೂಡ ಬ್ರಹ್ಮಸೂತ್ರ ಭಾಷೆಯಲ್ಲಿ ಭಾಗವತ ಶಾಸ್ತ್ರ ಇದೆ. ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭುತಿ ಸುರನರ ದ್ವೀಷ ಚತುರಾತ್ಮಕಸ್ಯ. ಇಡೀ ಜಗತ್ತಿಗೆ ಸ್ವಲ್ಪ ಮಾಡಬಾರದಂತೆ ಜನ್ಮಾದಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಜ್ಞಾನ ಬಂಧ ಮೋಕ್ಷ ಮೊದಲಾದ ಎಲ್ಲವನ್ನೂ ಕೂಡ ನೋಡಿ, ಎಲ್ಲರಿಗೂ ಎಲ್ಲವನ್ನೂ ಕೂಡ ಎಲ್ಲ ಕಾಲಕ್ಕೂ ಕೂಡ ಒಬ್ಬರು ಮಾಡ್ತಾರಲ್ಲ ಅವನು ಪರಮಾತ್ಮ. ಒಬ್ಬ ಮಕ್ಕಳು ಸಾಕೋದು ಕಷ್ಟ ಇವತ್ತು, ಒಬ್ಬರು ಸ್ಟೂಡೆಂಟ್ಗಳೋದು ಕಷ್ಟ, ಒಬ್ಬರು ಮನೆಗೆ ಹೆಚ್ಚು ಬಂದ್ರೆ ನೆನೆಸೋದು ಕಷ್ಟ. ಇಡೀ ಜಗತ್ತಿಗೆ ಬ್ರಹ್ಮದೇವರು ಎಲ್ಲ ಮಾಡ್ತಾರೆ, ಆದ್ರೆ ಇನ್ನೊಬ್ಬ ಬ್ರಹ್ಮದೇವರು ಬರ್ತಾರೆ. ಅಂದರೆ ವಾಯುದೇವರು ಶಾಸ್ತ್ರ ಇನ್ನೊಬ್ಬ ವಾಯುದೇವರು ಬರ್ತಾರೆ, ಆ ಇನ್ನೊಬ್ಬ ನಾರಾಯಣ ಬರೋದಿಲ್ಲ, ಒಬ್ಬನೇ ನಾರಾಯಣ ಮಾಡೋದು. ಅನಾಜ್ಯನಂತ ಕಾಲದಲ್ಲಿ ಎಲ್ಲರಿಗೂ ಕೂಡ ಒಬ್ಬನೇ, ಎಲ್ಲರಿಗೂ ಎಲ್ಲ ಮಾಡ್ತಾರಲ್ಲ ಅವನು ಪರಮಾತ್ಮ. ಈ ವಿಷಯ ಗೊತ್ತಾದ್ರೆ ಯಾರು ದೇವರು ಬಿಡ್ತಾರೆ ಅಂತ ದೇವರು ಅಂದ್ರೆ ಜನಕ್ಕೆ ಏನೇನೋ ಅರ್ಥ ಗೊತ್ತಿಲ್ಲ, ಡೆಫಿನೇಷನ್ ಆಫ್ ಗಾಡೇ ಗೊತ್ತಿಲ್ಲ. ಆದ್ರೆ ಡೆಫಿನೇಷನ್ ಆಫ್ ಗಾಡ್ ಹೇಳ್ತಾರೆ ಇಲ್ಲಿ, ಒಂದು ಡೆಫಿನೇಷನ್ ಗುಣಪೂರ್ಣ ಸರ್ವೇಕಂ ದೋಷವರ್ತಿತ, ಇನ್ನೊಂದು ಡೆಫಿನೇಷನ್ ಎಲ್ಲರೂ ಮಾಡಿ ತೋರಿಸ್ತಾರೆ ಅವನು ಪರಮಾತ್ಮ. ಇದ್ರ ಬಗ್ಗೆ ಎಲ್ಲಿಂದ ತಿಳ್ಕೋಬೇಕು ನಾವು ಅಂದ್ರೆ ಶಾಸ್ತ್ರ ಯೋನಿ ಸ್ವಾತ್ಮ ಅಂತ ಪರಮಾತ್ಮ ತಿಳ್ಕೋಬೇಕಾದ್ರೆ ಶಾಸ್ತ್ರವೇ ಆಧಾರ. ಬೇರೆ ಕಡೆ ದೇವರು ತಿಳ್ಕೊಳ್ಳೋದು ಸಾಧನ, ರೂಪದ ಜ್ಞಾನಕ್ಕೆ ಕಣ್ಣು, ಶಬ್ದದ ಜ್ಞಾನಕ್ಕೆ ಕಿವಿ ಬೇಕು, ದೇವರ ಜ್ಞಾನಕ್ಕೆ ಶಾಸ್ತ್ರ ಬೇಕು. ಇದರಿಂದ ಹೋದ್ರೆ ತಿಳಿಯೋದು ಸಾಧ್ಯ ಇಲ್ಲ. ಕಿವುಡರಿಗೆ ಶಬ್ದ ಜ್ಞಾನ ಮಾಡಿಕೊಡೋ ಹೇಗೆ ವ್ಯವಸ್ಥಕ ಪ್ರಯತ್ನ, ಕುರುಡರಿಗೆ ರೂಪಜ್ಞಾನ ಕೊಡೋದು ಹೇಗೆ ಅರ್ಥ ಅಂತಂದ್ರೆ, ಯಾರು ಶಾಸ್ತ್ರ ಒಪ್ಪೋದಿಲ್ಲ ಅವರೆಲ್ಲರೂ ದೇವರು ತಿಳಿಯೋದು ಸಾಧ್ಯ ಇಲ್ಲ. ಶಾಸ್ತ್ರ ಒಪ್ಪೋದಿಲ್ಲ, ಶಾಸ್ತ್ರದ ವಿಚಾರ ಬೇರೆ ಬೇರೆ ಕಡಿಮೆ ಆಗ್ತಾ ಇದೆ. ಬಹಳ ಜನ ಯೋಚನೆ ಮಾಡಬೇಕು, ಹೆಸರಿಗೆ ಪಂಡಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಓದೋರ ಸಂಖ್ಯೆ ಇಲ್ಲ, ಮೇಷ್ಟ್ರ ಸಂಖ್ಯೆ ಇದೆ, ಓದೋರ ಸಂಖ್ಯೆ ಇಲ್ಲ, ಹಾಗಾಗ್ತಾ ಇದೆ. ಓದೋರು ಹೇಳಿದ್ದಾರೆ, ಕೇಳೋರೇ ಇಲ್ಲ. ಇವರು ಅರ್ಥ ಮಾಡಿಕೊಂಡ್ರೆ ಬಹಳ ಗಂಭೀರವಾದ ಸ್ಥಿತಿ ಇದು. ಶಾಸ್ತ್ರ ರಕ್ಷಣೆ ಮಾಡದೆ ಹೋದ್ರೆ ನಾವು ದೇವರನ್ನ ನೋಡದಂತೆ ಮಾಡ್ತೇವೆ ಜನರಕ್ಕೆ, ಅದನ್ನ ಅರ್ಥ ಮಾಡ್ಕೊಂಡು. ಪಾತ್ರೆಯಲ್ಲಿ ಅಡುಗೆ ಮಾಡಕ್ಕೆ ಬರುತ್ತಾ, ಶಾಸ್ತ್ರ ಎಲ್ಲ ಒಲ್ಲಕ್ಕೆ ಬರುತ್ತಾ ಸಾಧ್ಯ ಇಲ್ಲ. ಶಾಸ್ತ್ರ ಸಂರಕ್ಷಣೆ ಅಂದರೆ ಗ್ರಂಥಗಳ ಸಂರಕ್ಷಣೆ ಆಗಬೇಕು, ಪ್ರಕಾಶನ ಆಗಬೇಕು, ಆಮೇಲೆ ಪಾಠ ಪ್ರವಚನ ಬೇಕು. ಆಗ ಮಾತ್ರ ಕೇಳೋರು ಇರಬೇಕು ಮುಖ್ಯ. ಆಗ ನಮಗೆ ದೇವರ ವಿಷಯ ಗೊತ್ತಾಗ್ತದೆ. ಇದರ ಕಾಲಕ್ಕಾಗಲ್ಲ. ಇದ್ದರಿಂದ ಎಲ್ಲಿ ಹೋದರೂ ಕೂಡ ಭೀತಿಯಿಂದ ರಾಜ್ಯ ಆಡ್ತಿರ್ಬೇಕಾದ್ರೆ ಜಗತ್ತಿರು ತುಂಬ ವೈಷ್ಣವರು, ಅವೈಷ್ಣವ ಇದ್ದೇ ಇರು. ಸರ್ವಾರ ಭಾಗವತ ಶಾಸ್ತ್ರ ಮಹಾನ್ ವಿಭೂಯ ಮಾರ್ಗಂ ಚಕಾರ ಸತು ವೈಷ್ಣವರೇವ ಶುಭ. ಬರೀ ವೈಷ್ಣವರು 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 ಅಂತ ಕಾಲ ಇದೆ. ಯಾಕೆ ಶಾಸ್ತ್ರ ಇದ್ದಿದ್ದೇನೆ, ಶಾಸ್ತ್ರಗಳು ಮುಕ್ತವಾಗ್ತಾ ಇದೆ. ಆದರೆ ಇವತ್ತು ಸ್ವಲ್ಪ ಜನ ಇದ್ದಾರೆ, ಒಂದು ರೀತಿ ಅವಸ್ಥೆ ಹರಿಬಿಟ್ಟಿದೆ. ಆಚಾರ್ಯರು ಹೋಗೋದಿಲ್ಲ ಅಂದ್ರೆ ಯಾರು ಬ್ರಹ್ಮಸೂತ್ರ ಭಾಷೆ ಯಾರಿಗೆ ಬರಬೇಕು? ಒಂದು ದೃಷ್ಟಾಂತ ಕೊಡ್ತಾರಲ್ಲಿ, ಹವ್ಯದಾನವಿವ ನಿತ್ಯತೆ ಇಶುನಿ, ನಾಯಿ ಹೊಲಿಸ್ಕೊಡಲ್ಲ ಅಂತ ಎಂತ ಮಾತರು. ಇವತ್ತು ನಮ್ಗೆ ಜನ ಅರ್ಥ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ಸರಿಯಾದ ಕಾಲ ಅದು, ನಾಯಿ ಹೊಲಿಸ್ಕೊಳ್ಳಕ್ಕಾಗುತ್ತೆ ಅಂತ ಕೇಳಿದ್ರೆ ಇಲ್ಲ ಇಲ್ಲ, ಸ್ವಲ್ಪ ಜನ ಇದ್ದಾರೆ, ಸ್ವಲ್ಪ ಹೆಚ್ಚ ಸ್ವಲ್ಪ ಜನ ಇದ್ದಾರೆ. ಅವ್ರು ಹೇಳಬೇಕು, ಸ್ವಾಮಿಗಳು ಹೇಳಿದ್ದಾರೆ, ವಿಮಲ ಮಣಿ ನಿವ ಒಳ್ಳೆ ನಿರ್ಮಲವಾದ ಮಣಿ ಇದ್ದಾಗಿದ್ದಾರೆ. ಅವರು ಸೂತ್ರ ತಪ್ಪು ಇದ್ದರೆ ಚಲ ಪಿಂಡಿಯಾಗಿ ಹೋಗುತ್ತಿದ್ದಾರೆ. ಅವ್ರನ್ನ ಸೂರ್ಯೋದಯ ನೀವು ಅಲ್ಲಿ ಜೋಡಿಸ್ಬೇಕು, ನಿಮ್ಮ ಕೈಯಿಂದ ಮಾತ್ರ ಸಾಧ್ಯ ಅಂತ ಕಳಿಸ್ಕೊಡ್ತಾರೆ. ಆಗ ನಮ್ಗೆ ಅರ್ಥ ಆಗ್ತದೆ. ಇವತ್ತು ನಾವು ಯೋಚನೆ ಬ್ರಹ್ಮಸೂತ್ರ ಭಾಷೆ ಓದ್ತೇವೆ ಅಂದರೆ ಭಾಳ ಕಡಿಮೆ ಜನರು ಖಾಲಿ ಸೇರಿದ್ದು ಸೇರಿಕೊಂಡಿದ್ದೇವೆ ಅಂತ ಅರ್ಥ. ಒಂದನೇ ಕ್ಲಾಸಲ್ಲಿ ಲಕ್ಷಾಂತರ ಇರ್ತಾರೆ, ಎಸ್ ಎಲ್ ಸಿ ಲಕ್ಷಾಂತರ ಇರ್ತಾರೆ, ಪಿ ಯು ಸಿ ಇರ್ತಾರೆ, ಆದರೆ ಎಮ್ ಎ ಡೌನ್ ಆಗಿರ್ತಾರೆ. ಭಾಳ ಕಡಿಮೆ ಇರ್ತಾರೆ ಎಮ್ ಎ ಎಮ್ ಎಸ್ ಸಿಗಳಿಗೆಲ್ಲ. ಅದಕ್ಕೆ ಬೆಂಗಳೂರು ಅಂದರೆ ಹೈಯೆಸ್ಟ್ ಕೋರ್ಸ್ ಆದ್ದರಿಂದ ಓದೋರ ಸಂಖ್ಯೆ ಭಾಳ ಕಡಿಮೆ ಅಂದರೆ ನಾವು ಸಂತೋಷ ಪಡಬೇಕು ಹೊರತು ದುಃಖ ಪಡಬಾರ್ದು. ಅದಕ್ಕೆಲ್ಲ ಕೂಡ ಮೇಲೆ ಹೋಗೋದಕ್ಕೆ ಯಾವಾಗಲೂ ಕೂಡ ಕಡಿಮೆ ಆಗೋದು ತೀರಾ ನ್ಯಾಚುರಲ್. ಕೆಲವು ಕೋರ್ಸ್ ಅಂತಲೂ ಒಬ್ಬಿಬ್ಬರು ಸರ್ ಬರ್ತಾರೆ, ಆದರೆ ಕೋರ್ಸಿನ ಮೇಲೆ ಉಳಿದ ಯಾವುದಕ್ಕೂ ಬರೋದಿಲ್ಲ. ಆದ್ದರಿಂದ ಅಂತ ವಿರಳಾತಿ ವಿರಳದ ಸಾರಿ ನಾವು ಸೇರ್ತಾ ಇದ್ದೇವೆ ಅಂತ ತಿಳ್ಕೊಂಡು ಹೋಗುದು ಸರಿ. ಶಾಸ್ತ್ರದ ಬಗ್ಗೆ ಅಷ್ಟೆಲ್ಲ ಹೇಳ್ತೀರಿ, ಶಾಸ್ತ್ರದ ಒಂದೊಂದೊಂದು ಕಡೆ ಹೇಳ್ತಾ ಇದೆ, ವಿರಳ ಹೇಳುತ್ತೆ ಶಾಸ್ತ್ರದೊಳಗೆ ಹೊಂದಾಣಿಕೆನೇ ಇರುವಲ್ಲ ಅಂತ ಪ್ರಶ್ನೆ. ಒಂದು ಕಡೆಗೆ ಏಕೋ ರುದ್ರೋ ಮತ್ತು ಇಂದಿಯಾಯ ಸತ್ಯ, ಒಂದು ಕಡೆ ಏಕೋ ನಾರಾಯಣ ಆಸಿ ಸಬ್ರಹ್ಮಾನಂದ ಶಂಕರ, ರುದ್ರದೇವರನ್ನು ಅಂದುಕೊಳ್ಳುತ್ತೆ ಬ್ರಹ್ಮದೇವರನ್ನು ನೀನು ಹೇಳ್ತಾರೆ, ಏಕೋ ನಾರಾಯಣ ಆಸೀತ್ ಅಂತ ಹೇಳ್ತಾರೆ. ಒಂದು ಅದನ್ನು ಕಾಲ ಆಸೀತ್ ಕೆಲ ಕಡೆಗೆ, ಧರ್ಮ ಆಸೀತ್ ಕೆಲ ಕಡೆಗೆ, ಸದೇವ ಸೌಮ್ಯ ನಮ್ಮದೇ ಆಸೀತ್, ಅಸದೇವ ಸೌಮ್ಯ ಇರಮ, ಏನು ಲೆಕ್ಕನೆ ಹೇಳೋದೆಲ್ಲ ಸಾಧ್ಯ ಇಲ್ಲ. ಏನೇ ಹೇಳೋ ಎಲ್ಲ ಹೇಳಿಕೊಡ್ತಾರೆ, ಏನು ಮಾಡಬೇಕಾದ್ರೆ. ಶಾಸ್ತ್ರದಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳಿದರೆ ತಪ್ಪು. ಹೊಂದಾಣಿಕೆ ಮಾಡೋದನ್ನು ಬರ್ತಾ ಇಲ್ಲ ಅಂದರೆ ಒಬ್ಬ ದತ್ತು ಸಮನ್ವಯ ಸಮನ್ವಯ ಮಾಡ್ಕೋಬೇಕು. ಅವಾಗಲೂ ಸಮನ್ವಯ ಅಂದ್ರೇನು? ಹೊಂದಾಣಿಕೆ ಮಾಡ್ಕೋಬೇಕು, ವಿರೋಧ ಇಲ್ಲದೆ ಮಾಡ್ಕೋಬೇಕು ಹೊರತು ವಿರೋಧವನ್ನು ಪರಿಹಾರ ಮಾಡ್ಕೋಬೇಕು. ಅಲ್ಲೇ ಇರುತ್ತೆ ಉತ್ತರ. ಹೇಗೆ ಮಾಡ್ಕೋಬೇಕು ಅಂದರೆ ಸಂಜಿದೃಷ್ಟ ಮಾಡ್ಕೋಬಾರದು. ಉಪಕ್ರಮೋಪ ಸಂಹಾರೋ ಅಭ್ಯಾಸಾಪಾರ ಅಪೂರ್ವತಾ ಫಲಂ ಅರ್ಥವಾದ ಉಪಪತ್ತೀಕ ಲಿಂಗಂ ತಾತ್ಪರ್ಯದೇ. ನಾನೆಲ್ಲರೂ ಹೋಗಬೇಕಾದ್ರೆ ಉಪಕ್ರಮ ಹೇಗೆ ಶುರು ಮಾಡ್ತಾರೆ, ಉಪಸಂ ಹೇಗೆ ಮುಗಿಸ್ತಾರೆ, ಅಭ್ಯಾಸ ಹೇಗೆ ರಿಪೀಟ್ ಮಾಡ್ತಾರೆ, ಅಪೂರ್ವತ ಹೊಸ ವಿಷಯನ ಬರೆದಿದ್ದಾರೆ. ಒಂದು ಪತ್ರ ಓದಿದ್ರೆ ನನಗೆ ಗೊತ್ತಿರಬೇಕು, ನನಗೆ ಲೆಟ್ರ್ ಬರುತ್ತೆ, ಯಾರಿಗೆ ಕೇಳ್ತಾರೆ ಏನು ಬರೆದಾರೆ ಅಂತ ಕೇಳ್ತಾರೆ. ನಾವು ಸೇವಾ ಸದಾಚಾರ ಅಂತ ಯಾರು ಹೇಳೋದಿಲ್ಲ, ಆ ಸರ್ಕಾರ ಉಷ್ಕೊಂಡಿದ್ದೆಲ್ಲ ವಾಪಸ್ ಕೊಡೋದು ಬರೆದಿದ್ದಾರೆ ಅಂತ ಹೇಳ್ತಾರೆ. ಇಮ್ಮಿಡಿಯೇಟ್ ಒಂದೇ ಪಾಯಿಂಟ್, ಇರುದ್ದೆಲ್ಲ ಓದಿರುತ್ತೆ ಸೇವಾ ಸದಾಚಾರ ಆದರೂ ಬರೆದಿರ್ತಾರೆ. ಅದೆಲ್ಲ ಕೂಡ ಹೊಸ ವಿಷಯ ಅಲ್ಲ, ಅಪೂರ್ವ ಅಂತ ಅದೊಂದೇ ಅದೊಂದೇ ಕಾರಣ. ಇನ್ನೂ ಸ್ವಲ್ಪ ಬಂದಾಗ ಆವತ್ತು ನನಗೆ ಉತ್ತರ ಬರೋದಿಲ್ಲ, ನಾನು ಆದಷ್ಟು ಬೇರೆ ಕೋಡಿ ಮತ್ತೆ ಬರೆದಿದ್ದಾನೆ ಅಂತೆ. ಈ ಮಾತು ಅರ್ಥ ಮಾಡೋ ಅಪೂರ್ವ ಅಲ್ಲ ಅಲ್ಲ. ಅದು ಇವತ್ತು ಯಾವುದೇ ಲೆಟ್ರ್ ಓದ್ಬೇಕಾದ್ರೆ ಬುದ್ಧಿ ತೋರಿಸ್ತೇನೆ, ಶಾಸ್ತ್ರ ಓದ್ಬೇಕಾದ್ರೆ ಬುದ್ಧಿ ಎಷ್ಟು ವಿಶ್ರಾಂತಿ ಕೊಡ್ತಾರೆ. ಮಾಡಬಾರ್ದು ಹಾಗೆಲ್ಲ ಕೂಡ, ಸರಿಯಾಗಿ ಓದ್ಕೊಂಡ್ರೆ ಏಕೋ ರುದ್ರ ನದಿಕೆ ಆಗಿತ್ತಷ್ಟೇ ಅಂದ್ರೂ ಅದೇನೆ, ಏಕೋ ನಾರಾಯಣ ಅಂತಂದ್ರೂ ಅದೇನೆ, ಹಿರಣ್ಯಗರ್ಭ ಸಮವರ್ತನ ಆದರೆ ಅದೇನೆ. ಅದೇನು ಅಂತ ಕೇಳಿದ್ರೆ ಹಿರಣ್ಯಗರ್ಭ ನಾರಾಯಣ, ರುದ್ರ ಅಂದ್ರೆ ನಾರಾಯಣ, ರುದ್ರೋ ಹೋಗಿರಾಬೋದು, ರುದ್ರ ಅಂದ್ರೆ ನಾರಾಯಣ, ಹಿರಣ್ಯಗರ್ಭ ನಾರಾಯಣ, ನಾರಾಯಣ ನಾರಾಯಣನೇ. ಧರ್ಮದ ನಾರಾಯಣ, ಧರ್ಮೋ ಧರ್ಮ ವಿರುದ್ಧ ಮಹಾನಾರಾಯಣ, ಸತ್ತದ ನಾರಾಯಣ ಅಸತ್ತದ್ರೂ ನಾರಾಯಣ, ಅಸತ್ತದ ಇಲ್ಲವನು ಅಂತ ಅರ್ಥ ಅಲ್ಲ, ಅವ್ಯಕ್ತ ಅಂತ. ಸತ್ ಅಂದ್ರೆ ವ್ಯಕ್ತ, ಅಸತ್ ಅವ್ಯಕ್ತ, ಏನೇ ತಗೊಂಡ್ರು ಕೂಡ ಭಗವಂತ ಹೆಸರದು. ಈಗ ಸಮನ್ವಯ ಮಾಡಿಕೊಂಡು ಅಭ್ಯಾಸ ಮಾಡಿ, ಆ ಸಮನ್ವಯವನ್ನು ಅನೇಕ ರೀತಿಯಲ್ಲಿ ಮಾಡಿ, ಕಥೆಯ ಸಮನ್ವಯ, ಕಥೆಗಳು ಸಮನ್ವಯ ಮಾಡ್ಕೋಬೇಕಲ್ಲ. ಮಹಾಭಾರತ ಶಾಸ್ತ್ರದಲ್ಲೇ ಬರುತ್ತೆ, ರಾಮಾಯಣಕ್ಕೆ ವಿರೋಧ ಇಲ್ಲ, ಮಹಾಭಾರತಕ್ಕೆ ವಿರೋಧ ಇಲ್ಲ, ಪೂರ್ವಾಪರ ವಿರೋಧ ಇಲ್ಲ, ಇದೆಲ್ಲ ವಾಲಿಯರಿಂದ ರಾಮದೇವರು ಬಂದರು. ಅದು ದೋಷ ಅಂತ ಪ್ರಶ್ನೆ, ದೋಷ ಇಲ್ಲ, ಅವಿರೋಧಾಧ್ಯಾಯ ಬ್ರಹ್ಮಸ್ತು, ಅವಿರೋಧಾಧ್ಯಾಯ ನಡೆದಂತ ವಾಲಿ ಬದಿಯನ್ನ ಮಾಡಿದ್ದು ರಾಮದೇವರು ತಪ್ಪಲ್ಲ ಅಂತ ಹೇಳಿದ್ರು, ಸರಿಯಲ್ಲ, ಸರಿ ಮಾಡಿದ್ದಾರೆ ಅಂತ ಹೇಳಿದ್ರು, ತಪ್ಪಲ್ಲ ಅಂದ್ರೆ ಸರ್ ಅಪಾದಿಸ್ತೇವೆ ಮಾತಾಡಿದಾಗ ಹೌದು ಬಿಡಿ ಪರವಾಗಿ ಯಾರೋ ಮಾಡಿದ್ದಾರೆ ಅಂತ ಆಗಲ್ಲ, ರಾಮದೇ ಹಾಗೆ ಮಾಡಿದ್ದೇ ಸರಿ, ಅದು ಅವಿರೋಧಾಧ್ಯಾಯ. ರಾಮದೇವರು ಕೂಡ ಕೂಡಿದರು ಸಂಪ್ರದಾಯ ಅಧ್ಯಾಯ, ಈ ರೀತಿ ಸೀತಾ ಪರಿತ್ಯಾಗ ರಾಮದೇವರು ಮಾಡಿಲ್ಲ, ಮತ್ತೆ ವಿರೋಧಾಧ್ಯಾಯ, ಹನುಮದ್ಯವರ ಸೇವೆ ಮಾಡಿದರು, ಸಾಧನಾಧ್ಯಾಯವರು. ಹನುಮದ್ಯವರು ಏನು ಕೊಟ್ಟ ರಾಮದೇವರು ಸೇವಕರಿಗೆ ಏನು ಕೊಟ್ಟ ಅಂತ ಕೇಳಿದರೆ, ಮುಖ್ಯ ಪ್ರಧಾನ ಪ್ರತಿಕರ್ತೃತ್ವ ಅದು ಯಾಕೆ ಫಲಾಧ್ಯಾಯವರು, ಈ ರಾಮಾಯಣದಲ್ಲಿ ಫಲಾಧ್ಯಾಯ, ಮಹಾಭಾರತದಲ್ಲಿ ಫಲಾಧ್ಯಾಯ, ದ್ರೌಪದಿಗೆ ಐದನ ಗಂಡಂದರು ಬದಿದ್ದು ಬದಿ ತಪ್ಪು ಸಮನ್ವಯ ಮಾಡಿಕೊಂಡು ಏನಾದ್ರು ಪ್ರಸಂಗ ನಡೆದಿಲ್ಲ, ಒಬ್ಬ ಗಂಡ ಒಬ್ಬ ಹೆಂಡತಿನ ಹೊರತು ಐದು ಜನ ಗಂಡಂದ್ರಲ್ಲ ಒಬ್ಬ ಹೆಂಡತಿಗೆ ಅದೆಲ್ಲ ಮಾಡಿಕೊಡುತ್ತೆ. ಇವತ್ತು ನಾವೇನು ಮಾಡಿದ್ದೇವೆ ಗೊತ್ತಾ, ಶಾಸ್ತ್ರಾರ್ಥ ಸಮನ್ವಯ ಅಂತ ಹೇಳಿಬಿಟ್ಟು ಮಹಾಭಾರತ ರಾಮಾಯಣ ಕೈಬಿಟ್ಟಿದ್ದರಿಂದ ಜನಕ್ಕೆ ಶಾಸ್ತ್ರಾರ್ಥ ತಿಳಿಯೋದಿಲ್ಲ, ರಾಮಾಯಣ ಭಾರತನೇ ತಿಳಿಯೋದು. ಅಲ್ಲಿ ದೋಷ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ, ಉತ್ತರ ಗೊತ್ತಿಲ್ಲ ಜನ, ಅವ್ರು ಮತಾಂತರ ಬಂದುಬಿಡ್ತಾರೆ, ಕೇಳುತ್ತೇನೇನಾದ್ರು. ಇವತ್ತು ಅದೇ ಥರ ಪುಸ್ತಕ ಬರೀತಾರವರೆಲ್ಲ ಕೂಡ ಮತಾಂತರ ಮಾಡೋಕ್ಕೋಸ್ಕರ ಹೈದರಾಬಾದ್ ಹೆಚ್ಚಿನ ಪುಸ್ತಕಗಳು ಏನವು, ನಾವು ಪುರಾಣ ಕಟ್ಟೆ ಬೋಯಿಲ್ಲ, ಅಪಹಾಸ್ಯ ಮಾಡಿ ಹುಡುಕ್ತಾನೆ ಸರಿ, ಸಹೋದಲ್ಲ ಹೇಗಿದ್ದ ನಮ್ಮವರ ಅದಂತ ಸರಿಯಲ್ಲ, ಹಾಗಾಗಬಾರ್ದು. ಸತ್ತು ಸಮನ್ವಯ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಕಥೆಗಳಲ್ಲೂ ಕೂಡ ಶಾಸ್ತ್ರಕ್ಕೆ ಮುಖ್ಯ ಪ್ರವೇಶಕ್ಕೆ ವಿರೋಧ ಬರತಕ್ಕಂಥ ಅಂಶಗಳು ಬರೋದಿಲ್ಲ ಅಂತ ಹೇಳಿ ಅಲ್ಲಿ ಪ್ರಶ್ನೆ ಹಾಕ್ಬೇಕಾರೆ. ರುದ್ರದೇವರನ್ನ ಸರ್ವೋತ್ತಮರು ಪುರಾಣದಲ್ಲಿ ಕರೀತಾರ ಅಂತ ಕೇಳಿದರೆ ಆ ವಿಷಯ ಸತ್ಯ ಏಕಮೋಹ ಇತ್ತು. ವೇದಗಳಲ್ಲಿ ಬಂದರೆ ಅರ್ಥಾಂತರ ಮಾಡಿದರು, ಪುರಾಣಗಳಲ್ಲಿ ಬಂದರೆ ಅವರೇ ಮೋಹ ಅಂತ ಕರೆದಾಗ ಅರ್ಥಾಂತರ ಮಾಡಿಬಿಟ್ಟೇ ಬಿಡಿ, ಪ್ರಶ್ನೆ ಇಲ್ಲದೆ ಸರಿಯಾಗಿ ಕರೆದ್ರೆ ಅರ್ಥ ಮಾಡಿ, ಅದು ತಪ್ಪ. ಆದರೆ ಕೆಟ್ಟ ಗ್ರಂಥಗಳು ಸಮನ್ವಯ ಮಾಡಬೇಡಿ, ಮತ್ತೆ ಕೆಟ್ಟ ಕೆಟ್ಟದಂದ್ರೆ ಸಮನ್ವಯ ಮಾಡೋದಕ್ಕೆ ಹೋಗಬಾರ್ದು. ಗ್ರಂಥಗಳು ಉದಾಹರಣೆಗೆ ಈ ಕೂಟಿಗೆ ಏನೇನು ಹಾಕ್ತಾರೆ, ಈ ಹುರುಳಿಕಾಯಿ ಸಮಂತ್ರೆಲ್ಲ ಹಾಕ್ತಾರೆ, ಈರುಳ್ಳಿ ಹಾಕಿದ್ರೆ ಕೂಟ ಸಮನ್ವಯ ಆಗುತ್ತೆ, ಅದೆಲ್ಲ ಸಮನ್ವಯ ಮಾಡ್ತಾರೆ. ಅದಕ್ಕೆ ಆಚಾರ್ಯ ಕರೀತಾರೆ ವೇದೋಕ್ತವಾದ ಗ್ರಂಥಗಳಲ್ಲಿ ಮಾತ್ರ ವೇದ ವೇದಾನುಸಾರಿಯದು ವಿರೋಧಿ ಅನ್ಯಾಸ ಕಲ್ಪನ, ವೇದ ವೇದಾನುಸಾರಿ ಗ್ರಂಥಗಳಲ್ಲಿ ವಿರೋಧ ಬಂದಾಗ ಬೇರೆ ಅರ್ಥ, ಬೇರೆ ಗ್ರಂಥಗಳಲ್ಲಿ ಬಂದಾಗ ಗ್ರಂಥಗಳನ್ನ ಬಿಟ್ಟುಬಿಡಿ ಅಂತ ಹೇಳಿ, ಗ್ರಂಥಗಳನ್ನ ಬಿಟ್ಟುಬಿಡಬೇಕು ಅದು ಅಪ್ರಮಾಣಿಕ ಅಂತ ಬರುತ್ತಾರೆ, ಅದು ಪ್ರಮಾಣ ಇಲ್ಲ ಅದು ಬಿಟ್ಟುಬಿಡಿ ಅವನ್ನೆಲ್ಲ ಕೂಡ. ಈಗ ಇಲ್ಲಿ ಬರೋದಿಲ್ಲ ಆಚಾರ್ಯ, ತತ್ವೋದ್ಯೋಗದಲ್ಲಿ ಬರೀತಾರೆ, ಅಷ್ಟು ದೊಡ್ಡದ್ರ ಹಾಕಿ ತತ್ವೋದ್ಯ ದಾಸ ಸ್ಥಿತಿ ವಾಕ್ಯ ಅಂತ ಬಂದುಬಿಟ್ಟು ಹೇಳ್ತಾ, ಹಿಂದೆ ಅದನ್ನು ಬರದೇ ಇಲ್ಲ, ಸ್ವಲ್ಪ ಸೂಚನೆ ಕೊಡ್ತಾರೆ ಅಷ್ಟೇ. ಅದಕ್ಕೆ ಹೇಳಿ ಎಲ್ಲ ಗ್ರಂಥಗಳು ಸರ್ವಮೂಲಗಳು, ಎಲ್ಲ ಗ್ರಂಥಗಳು ಬ್ರಹ್ಮಸೂತ್ರ ವಾಕ್ಯ, ಎಲ್ಲ ಗ್ರಂಥಗಳು ಸ್ವಾಗತ ಶಾಸ್ತ್ರ ನಿರ್ಣಯ, ಎಲ್ಲ ಗ್ರಂಥ ಮಹಾಭಾರತ ಆಗ್ತದೆ, ಎಲ್ಲ ಗ್ರಂಥ ಸಾಧಿಸ್ತದೆ, ಎಲ್ಲ ಗ್ರಂಥ ನಡೆಸುತ್ತಿದೆ. ಹಾಗೆ ಸರ್ವಮೂಲ ಗ್ರಂಥಗಳ ಪರಿಸ್ಪದ ಪರಿಕಲ್ಪನೆ ಇದೆಯಲ್ಲ, ಬೇರೆ ಯಾವ ಮತಾಚಾರ್ಯರು ಅದಿಲ್ಲ, ಆಚಾರ್ಯ ಗ್ರಂಥದ ವೈಶಿಷ್ಟ್ಯ ಅದು, ಎಲ್ಲ ಗ್ರಂಥಗಳು ಓದಿದಾಗ ಮಾತ್ರ ಒಂದು ಗ್ರಂಥ ಅರ್ಥ ಆಗೋದು ಅಂತ ಈ ರೀತಿಯಲ್ಲಿ ಅಲ್ಲಿ ಹೇಳ್ತಾರೆ. ಸಮನ್ವಯ ಹೇಗೆ ಮಾಡಬೇಕು ಅಂತ ತಿಳುವಾದರೆ ಅಲ್ಲಿ ಪ್ರಶ್ನೆ ಹಾಕ್ಬೇಕಾರೆ, ಸಮನ್ವಯ ಮಾಡೋದು ಯಾವಾಗ, ವಸ್ತುವಿಗೆ ವಾಚ್ಯತ್ವ ಇದ್ರೆ ಸಮನ್ವಯ, ಅವಾಚ್ಯ ವಸ್ತು ಸಮನ್ವಯ ಮಾಡಕ್ಕೆ ಬರುತ್ತಾ, ಬ್ರಹ್ಮ ಅವಾಚ್ಯ ಅಂತ ಮಾಡಿ, ಬ್ರಹ್ಮ ಅವಾಚ್ಯ ವೇದನೆ ಹೇಳ್ತಾರೆ, ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಆದ್ದರಿಂದ ಬ್ರಹ್ಮ ಅವಾಚ್ಯ, ಅವಾಚ್ಯದಲ್ಲಿ ಸಮನ್ವಯ ಮಾಡ್ತಾರೆ, ವೇದವಾಚ್ಯ ಅವಾಚ್ಯ ಅಂತಿದೆ. ಆದರೆ ನೀವಾದರೂ ಕೂಡ ಅವಾಚ್ಯ ಶಬ್ದಕ್ಕೆ ಜನಕ್ಕೆ ಅರ್ಥ ಗೊತ್ತಾಗಿದ್ದೀನ, ಪ್ರಸಂಗ ಬಂದು ತಿಳ್ಕೊಂಡಿರ್ಬೇಕು. ಬ್ರಹ್ಮ ಅಂದರೆ ಪರಮಾತ್ಮ, ಯಾವ ಶಬ್ದದಿಂದನೂ ವಾಚನ ಆಗೋದಿಲ್ಲ ಅಂತ ಅರ್ಥವನ್ನು ಮಾಡಿದ್ರು. ಅದ್ವೈತ ಮತದಲ್ಲಿ ಬ್ರಹ್ಮ ಯಾವ ಶಬ್ದದೂ ವಾಚನ ಆಗೋದಿಲ್ಲ, ಆಚಾರ್ಯ ಹೇಳ್ತಾರೆ ಎಲ್ಲ ಶಬ್ದದ ಬ್ರಹ್ಮ ವಾಚನ ಆಗ್ತಾನೆ. ಸಮನ್ವಯ ಮಾಡ್ತೀರಿ, ಎರಡು ಮತಕ್ಕೆ ಸಾಧ್ಯ ಉಂಟ ನಿಮಗೀಗ. ನಮ್ಮ ಜನ ವೇದವಾಕ್ಯಕ್ಕೆ ವಿರೋಧ ಕಲ್ಪನೆ ಮಾಡ್ತಾರೆ, ಪುರಾಣಕ್ಕೆ ವಿರೋಧ ಕಲ್ಪನೆ ಮಾಡ್ತಾರೆ, ದ್ವೈತಾದ್ವೈತ ಕೂಡಿಸ್ರಿ ಅಂತ ಹೇಳ್ತಾರೆ ಸಮಾಜ. ಅದು ಯಾಕೆ ಕೂಡಿಸ್ತೀನಿ ನೀವೀಗ, ಸರ್ವಶಬ್ದ ವಾಚ್ಯತ್ವ ಹೇಳೋ ದ್ವೈತ ಮತ ಇಲ್ಲಿ, ಸರ್ವಶಬ್ದ ಅವಾಚ್ಯತ್ವ ಹೇಳ್ತಕ್ಕಂಥ ಅದ್ವೈತ ಮತ ಇಲ್ಲಿ. ಅರ್ಥ ಇಷ್ಟೇ, ದೇವರನ್ನ ಹೇಳದೇವರ ಶಬ್ದ ಒಂದೂ ಇಲ್ಲ ಅಂತ ಹೇಳಿ ಇವ್ರು ಹೇಳ್ತಾರೆ, ದೇವ್ರನ್ನ ಹೇಳೋ ಶಬ್ದ ಒಂದೂ ಇಲ್ಲ. ಅರ್ಥ ಆಯ್ತಾ ನಿಮಗೆ, ದೇವರು ಒಂದು ಶಬ್ದನೂ ಹೇಳೋದಿಲ್ಲ ಇದು ಅವ್ರು ಹೇಳ್ತಾರೆ, ದೇವರು ಎಲ್ಲ ಶಬ್ದನೂ ಹೇಳ್ತಾರೆ. ವೇದದಲ್ಲಿ ನಾ ವಿಷ್ಣುವಾಚಿ, ವಿಷ್ಣುವಾಚಕವಾದ ಶಬ್ದ ಯಾವ್ಯಾವುದೂ ಇಲ್ಲ, ಶಾಸ್ತ್ರದಲ್ಲಿ ಇಲ್ಲ ಅಲ್ಲ, ಲೌಕಿಕ ಶಬ್ದ ಅಲ್ಲ, ಯಾವುದೇ ಶಬ್ದ ತಗೊಳ್ಳಿ ಆ ಶಬ್ದದ ಹೋಗಲಿ, ಈ ವರ್ಣಾತ್ಮಕ ಶಬ್ದ ಬಿಟ್ಟು ಧ್ವನ್ಯಾತ್ಮಕ ಶಬ್ದನೂ ದೇವರನ್ನೇ ಹೇಳ್ತಾ ಇದ್ದೆ, ಶ್ರೀಗಳವರ ವಾಕ್ಯ ಹೇಳಿದರು, ಸರ್ವೈಶ್ಚ ವೈದಿಕ ಪದೈಹಿ ಅಪಿ ಯೋಗಶಬ್ದೈಹಿ ಮೇಘ ಅಗ್ನಿ ವಾಯಿಸಿ ತಲಾದಿ ರವೈಶ್ಚ ಸರ್ವೈಹಿ ಏಕೋಹಿ ಹೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣ ಮಮ ಸದೈವ ಸುತುಷ್ಟಿ ಮೇಹಿ. ರೈತರೇದ ಉತ್ತರ ಮಗದ ವಾಕ್ಯ ಹೇಳ್ತಾರೆ, ಸರ್ವಶಬ್ದ ವಾಕ್ಯ ಚಪ್ಪಾಳೆ ಹಾಕ್ತೇವಲ್ಲ ದೇವರ ಹರಿಸರ್ವತ್ವವಾಗಿ ಹೇಳುತ್ತಾರೆ. ಚಪ್ಪಾಳೆ ಹೇಗೆ ಚಪ್ಪಾಳೆ ಶಬ್ದ ರವ ತಲ ತಲ ಶಬ್ದ ಹರಿಸರ್ವತ್ವ ಅಂತ ಹೇಳುತ್ತೆ. ಯಾವುದೇ ಒಂದು ಪ್ರಾಣಿ ಕೂಗಲಿ ಹರಿಸರ್ವತ್ವ, ಮಿಂಟ್ ಬರಲಿ ಹರಿಸರ್ವತ್ವದ ಶಬ್ದ, ಗುಡುಗು ಬರಲಿ ಅದೇ ಹಲ್ಲಿಗಳಲ್ಲಿ ಗುರುತಿ ಏನೇ ಆಗಲಿ ನವೀನ ಶಬ್ದ ಯಾವುದೇ ಶಬ್ದ ಪ್ರತಿಯೊಂದು ಕೂಡ ನೂಪುರಾದಿಗಳ ಶಬ್ದ. ಕಾಲಿಗೆ ಗೆಜ್ಜೆ ಹಾಕುವ ನಡಿತಾರಿಗಳ ಶಬ್ದ ಆಗುತ್ತಾರೆ ಗಲ್ಗಲ್ ಅಂತೇಳಿ ಅದು ದೇವ ಸರಿಸರ್ವತ್ವ ಅಂತ ಹೇಳುತ್ತಾರೆ. ಬೆಟ್ಟು ಕೂಡ ಇಷ್ಟು ವ್ಯಾಪಕವಾದಂಥ ಶಬ್ದ ಪ್ರಪಂಚವನ್ನು ಹೇಳಿದ ಆಚಾರ್ಯ ಒಬ್ಬರೇ. ಆ ಸಮಯದಲ್ಲಿ ಕೆಲವು ಪ್ರಶ್ನೆಗಳು ಬಂದವು, ವಾಚ್ಯ ಅಂತ ಪ್ರೂವ್ ಮಾಡಿ ಪ್ರೂವ್ ಮಾಡಿದ ಮೇಲೆ ಸಮನ್ವಯ ಮಾಡಬೇಕಲ್ಲ, ಅದೇ ಆನಂದಮಯ ಅಭ್ಯಾಸ ಆನಂದಮಯ ಅಧಿಕರಣ ಅಂತ ಸಮನ್ವಯವಾದ ಪ್ರಾಬ್ಲಮ್ ಇದೆ ನೋಡಿ ಅಂತ ಹೇಳಿಬಿಟ್ಟು ಸೈತರಿಯದೊಳಗೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಐದರ ಬರ್ತಾರೆ. ಇದರಲ್ಲಿ ಏನು ತಿಳ್ಕೊಳ್ಳೋದಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಅಷ್ಟೇ ಸಮಸ್ಯೆ ಬರ್ತಿದ್ದಿಲ್ಲ, ಆನಂದಮಯನ ಬಗ್ಗೆ ಹೇಳ್ತಾ ಬ್ರಹ್ಮಗುಚ್ಛಂ ಪ್ರತಿಷ್ಠಾ ಬ್ರಹ್ಮಗುಚ್ಛ ಅಂತ ಹೇಳಿ ಆನಂದಮಯ ಅಂತ ಒಬ್ಬನಿದ್ದಾನೆ, ಅವನ ಗುಚ್ಛ ಬ್ರಹ್ಮ. ನೀವೇ ಅಥಾತೋ ಬ್ರಹ್ಮಜಿಜ್ಞಾಸ ಅಂತ ಹೇಳ್ತೀರಿ, ಅಥಾತೋ ಆನಂದಮಯ ಜಿಜ್ಞಾಸ ಅಂತ ಹೇಳಬೇಕಾಗಿತ್ತು ನ್ಯಾಯವಾಗಿ. ಆನಂದಮಯ ಅವಯವಿ ಬ್ರಹ್ಮ ಅವಯವ, ಅವಯವಿ ಜಿಜ್ಞಾಸೆ ಮಾಡಬೇಕು ಅವಯವ ಜಿಜ್ಞಾಸೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿ ಏನನ್ನೇ ಕೇಳಕ್ಕೆ ಹೋದ್ರು ಹಾಗೆಲ್ಲ ಏನೂ ಇಲ್ಲ, ಆನಂದಮಯನೇ ಬ್ರಹ್ಮ, ಬ್ರಹ್ಮನೇ ಆನಂದಮಯ ಅಂತ ಹೇಳಿ ತಿಳಿಸಿಕೊಡ್ತಾರೆ. ಅದಕ್ಕೆ ಆನಂದಮಯ ಅಭ್ಯಾಸ, ಆನಂದಮಯ ಅಭ್ಯಾಸ, ಆನಂದಮಯ ಬೇರೆ ಅಲ್ಲ ಬ್ರಹ್ಮ ಬೇರೆ ಅಲ್ಲ, ಬ್ರಹ್ಮನೇ ಆನಂದಮಯ ಆನಂದಮಯನೇ ಬ್ರಹ್ಮ ಅಂತ ಹೇಳ್ತಾರೆ. ಉಳಿದವರು ಅರ್ಥ ಮಾಡಿ ಬಿಡೋದಿಲ್ಲವೇ, ಯಾಕೆಂದ್ರೆ ಅವಯವ ಅವಯವಗಳಲ್ಲಿ ಅವರು ಭೇದವನ್ನು ಏನೋ ಹೇಳ್ತಾರೆ, ಅಲ್ಲಿ ಸಮಸ್ಯೆ ಬರುತ್ತಾರೆ ಅಂದ್ರೆ ಹಾಗಿಲ್ಲ, ಅದು ಅಭೇದವನ್ನು ಹೇಳೋದ್ರಿಂದ ಯಾವ ಸಮಸ್ಯೆ ಇಲ್ಲ ಅಂತ ತಿಳಿಸಿಕೊಡ್ತಾರೆ. ಅಲ್ಲಿ ಅನೇಕ ಸೂಕ್ಷ್ಮ ವಿಚಾರಗಳನ್ನು ಹೇಳ್ತಾರೆ. ಶಬ್ದ ಕೇಳಿಸ್ತಾ ಇಲ್ಲ ಅಲ್ಲಿ ಅನೇಕ ಪ್ರಶ್ನೆಗಳು ಹೇಳ್ತವೆ. ಎಲ್ಲಾ ಶಬ್ದ ಇವೆ ಆನಂದಮಯನೇ ಆಗ್ಕೋಬೇಕಂತ ಕೇಳಿದರೆ ವಿಶ್ವಾಸ ಆನಂದಮಯನೇ. ದೇವರ ಅತ್ಯಂತ ಉತ್ಸವಾದ ಲಕ್ಷಣ ಯಾವುದು ಅಂದ್ರೆ ಆನಂದಮಯ, ಒಂದೇ ಒಂದೇ ಸದಾನಂದಂ ವಾಸುದೇವಂ ನಿರಂಜನ. ದೇವರಲ್ಲಿ ಎಲ್ಲಾ ಗುಣಗಳಿತ್ತು ಮೈನಸ್ ಆನಂದ, ಏನ್ ತಗೊಂಡು ಏನ್ ಮಾಡ್ಬೇಕೀಗ ಆನಂದ. ಎಲ್ಲಾ ಗುಣಗಳ ಉದ್ದೇಶ ಆನಂದನೇ, ದೇಹಗಳು ಸುಖಮೇವ ವ್ಯಕ್ತ ಸುಖಂ ಮನಾಗತಿ ಮಾಡು, ಎಲ್ಲದರ ಮುಖ್ಯ ಗುರಿ ಆನಂದ. ಆದ್ದರಿಂದ ಪರಮಾತ್ಮ ಆನಂದವು ನಿಂದ ಹೋಗಿಬಿಟ್ಟಿದ್ರೆ ದೇವರಿಗೆ ಏನು ಉಪಾಸ್ಯತೆ ಬರ್ತಿರಲಿಲ್ಲ, ಅದಕ್ಕೆ ಅದರ ಮೊದಲು ಸಮನ್ವಯ ಮಾಡಿಬಿಟ್ಟು ಪರಮಾತ್ಮ ಆನಂದಮಯ ಅಂತ ಮಯ ಅಂತ ವಿಕಾರ ಶಬ್ದ ಬಂತು ಅಂದ್ರೆ ಶಬ್ದದ ಅರ್ಥನೇ ಗೊತ್ತಿಲ್ಲ ಅಂತ ಮಧ್ವಾಚಾರ್ಯ ಡಿಕ್ಷನರಿ ಕೋಟ್ ಮಾಡ್ತಾರೆ. ಆಚಾರ್ಯ ಮಧ್ವಕೋಶ ಮಧ್ವಕೋಶ ತಾದಾರ್ಥಾರ್ಥೆ ವಿಕಾರಾರ್ಥೆ ಪ್ರಾಚುರ್ಯಾರ್ಥೆ ಮಯತ್ರಿಹ ಮಯ ಅಂತ ಬಂದಲ್ಲೆಲ್ಲ ವಿಕಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ. ಈಗ ಅದು ಮೂರು ಅರ್ಥ ಇದೆ, ಇದು ಒಂದನೇ ಸ್ಟಡಿ ಮಾಡಿದ್ರೆ ಎಷ್ಟೋ ಪಿ ಎಚ್ ಡಿ ಆಗ್ತದೆ. ಈ ಪೇಪರ್ಗೆ ಬರೋ ಸುಳ್ಳು ಪಿ ಎಚ್ ಡಿಗಳು ಸಾವಿರ ಬರ್ತಾವಲ್ಲ, ಆ ಸುಳ್ಳು ಪಿ ಎಚ್ ಡಿಗಳ ಸರಿಯಾದ ಪಿ ಎಚ್ ಡಿ ಒಂದೊಂದು ಮಾಡಬೇಕಾದ್ರೂ ಆಚಾರದಲ್ಲಿ ಓದಿ ಶಬ್ದಶಾಸ್ತ್ರಕ್ಕೆ ಅವರ ಕಾಣಿಕೆ ಚಿಂತನೆ ಕ್ರಮಕ್ಕೆ ಅವರ ಕಾಣಿಕೆ ಊಹಾತೀತವಾದ ಕಾಣಿಕೆ ಮಧ್ವಾಚಾರ್ಯ ಕೊಡ್ತಾರೆ. ಆನಂದಮಯ ಪರಮಾತ್ಮನಾಗಿದ್ದಾನೆ ಅಂತ ಎಲ್ಲ ವಿಚಾರ ತಿಳಿಸ್ತಾರೆ. ಅಲ್ಲೂ ಕೂಡ ಕೆಲವು ಪ್ರಶ್ನೆ ಹಾಕ್ಕೊತಾರೆ. ಅನ್ನಮಯ ಆಗಿ ಐದು ಬಂದಿದೆ, ಅನ್ನಮಯ ಅಭ್ಯಾಸ ಹೇಳ್ಬೋದಾಗಿತ್ತು, ಅಭ್ಯಾಸ ಮನೋಮಯ ಅಭ್ಯಾಸ ಅಂತ ಹೇಳ್ಬೇಕಾಗಿತ್ತು. ಆನಂದಮಯ ಆಗ್ತವಂತ ಅಂತ ಕೇಳಿದರೆ ಅದು ಹೇಳ್ತಾರೆ ಈ ಬ್ರಹ್ಮಶಬ್ದ ಕನ್ಫ್ಯೂಷನ್ ಬರೋದು ಅಲ್ಲೇನೆ, ಬ್ರಹ್ಮಪುಷ್ಟಮ್ ಅಂತ ಉಡುದು ಹಾಕಿ ಬರೋದಿಲ್ಲ, ಇದಕ್ಕೆ ಬ್ರಹ್ಮಪುಷ್ಟಮ್ ಅಂತ ಬರೋದು. ಅದಕ್ಕೋಸ್ಕರ ಅದನ್ನು ತಗೊಂಡು ಉಡುಗೊರೇನು ಮಾಡಿದ್ರು ಗೊತ್ತ ಮತ್ತೆ ಅಲ್ಲಿಗೆ ಆನಂದಮಯ ಮಾತ್ರ ಬ್ರಹ್ಮ ಅಲ್ಲ, ಐದೂ ಬ್ರಹ್ಮನೇ ಅನ್ನಮಯ ಇದೆ, ಐದೂ ಬ್ರಹ್ಮನೇ ಅದೇ ವಾಸುದೇವ ಸಂಗ್ರಹಣ ಪ್ರತಿಭಿನ್ನ ಅಭಿವೃದ್ಧರಾದ ಐದು ರೂಪದ ಪರಮಾತ್ಮನೇ ಪ್ರತಿಪಾದ್ಯನಾಗಿದ್ದಾನೆ. ಅಂದರೆ ಈ ಪ್ರಪಂಚದ ಬಗ್ಗೆ ಅವರು ಹುಡುಗರು ಏನೇನೋ ತಿಳುವಳಿಕೆ ಇರಲಿಲ್ಲ. ಇನ್ನೂ ಹೇಳೋದಾದರೆ ಒಬ್ಬ ವೈದ್ಯರ ಅಲ್ಲದೆ ಇದ್ದವನು ದೇಹ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋದ್ರೆ ಹಾಗೆ ಹಾಗೆ ಮಾಡ್ತಾರೆ ಅಷ್ಟೇ, ವಿದ್ಯಾನೇನು ಅಲ್ಲದೆ ಇದ್ದವನು ಮೆಷಿನ್ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋದ್ರೆ ಹಾಗಾಗಿ ಶಾಸ್ತ್ರಜ್ಞಾನವೇ ಇಲ್ಲವರು ಆಚಾರ ಒಬ್ಬರೇ ಶಕ್ತಿಕರಿ ವರ್ಣನೆ ಮಾಡಿದ ಆಚಾರ ಒಬ್ಬರೇ, ಅದು ಬರೀ ಶಬ್ದಗಳ ವಿಚಾರ ಅಷ್ಟೇ, ಹೊರಗೇನೂ ಇಲ್ಲ. ಆಚಾರ ಪರಿಪೂರ್ಣವಾಗಿ ದೇವರ ಚಿತ್ರವನ್ನು ತಂದುಕೊಡ್ತಾರೆ, ದೇವರು ಆನಂದಮಯ ಅಂತ ಉಪಾಸನೆ ಮಾಡಿ. ಯಾಕೆ ಗೊತ್ತಾ, ನಮಗೆ ಬೇಕಾಗಿದ್ದು ಆನಂದವೇ ಆಗ್ತಾಯಿಲ್ಲ. ನಮಗೆ ಲೋನ್ ಬೇಕಾದಾಗ ಯಾರು ಪರಿಚಯ ಮಾಡಿದ್ರೆ ಸಂತೋಷ ಆಗಿಲ್ಲ, ಶ್ರೀಮಂತ ಆದರೆ ಖುಷಿ ಆಗ್ತದೆ. ಲೋನ್ ಬೇಕಾದಾಗ ಶ್ರೀಮಂತ ಅಂತ ಪರಿಚಯ ಮಾಡಿಕೊಟ್ರೆ ಖುಷಿ ಆಗ್ತದೆ ಹೊರತು ಇದೇ ಕೊಟ್ಟರು ಖುಷಿ ಆಗೋದಿಲ್ಲ. ಹಸಿವಾದಾಗ ಅಡುಗೆ ಪರಿಚಯ ಮಾಡಿಕೊಟ್ರೆ ಮಾತ್ರ ಖುಷಿ ಆಗುತ್ತೆ. ಮತ್ತು ನಮಗೆ ಎಲ್ಲರಿಗೆ ಬೇಕಾಗಿರೋದು ಯಾವುದು ಆನಂದ. ಆದ್ದರಿಂದ ಅವನಲ್ಲಿ ಆನಂದ ಇದೆ, ನಮಗೆ ಆನಂದ ಬೇಕಿದೆ. ಅದಕ್ಕೋಸ್ಕರ ಅಥಾಥೋ ಬ್ರಹ್ಮಜ್ಞ ಅಂತ ದೇವರು ತಿಳ್ಕೊಂಡು ಕೊಡ್ಬಿಡ್ತಾರೆ. ತುಂಬಾ ಜನಕ್ಕೆ ದೇವರು ಯಾಕೆ ಬಿಟ್ಟು ಸುಖವಾಗಿದ್ದೇವೆ ಅಂತ ಹೇಳ್ತಾರೆ. ದೇವರು ಬಿಟ್ಟು ಹ್ಯಾಂಗ್ ಸುಖವಾಗಿರ್ತೀರಿ ಅಂತ ಕೇಳಿದ್ರು. ದೇವರು ಬಿಟ್ಟು ಸುಖವಾಗಿದ್ದೇವೆ ಅಂತ ಜನ ಇದ್ದಾರೆ. ಇವರು ಕೊನೆಗೆ ಸಾಲಿಗ್ರಾಮ ಇಲ್ಲ, ಸುಖವಾಗಿದ್ದೇವೆ, ದೇವರು ಯೋಚನೆಯಿಂದ ಸುಖವಾಗಿದ್ದೇವೆ. ಮೂರ್ಖರು ಉಸಿರಾಟ ಬಿಟ್ಟು ಬದುಕಿದ್ದೇವೆ ಅಂತ ಹೇಳಿರ್ತಾರೆ. ಉಸಿರಾಟದಲ್ಲಿ ಆರಾಮ ಬದುಕಿದ್ದೇವೆ ಅಂತ ಕೇಳಿದ್ರೆ ಕಾಣಿಯೂರು ಮಠಾಧೀಶರು ಆಗಮಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾದ ತನ್ನೆಲ್ಲರ ಪರವಾದ ಭಕ್ತಿಪೂರ್ವಕ ಕಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅವರು ಬಂದಿದ್ದು ವಿಶೇಷ, ಯಾಕಂದರೆ ಈ ಕ್ಷೇತ್ರದ ಅವರ ಬರತ ಅವರನ್ನೇ ಅತ್ಯಂತ ವಿಶೇಷವಾದ ಒಂದು ಅನುಗ್ರಹ ಆದಂತೆ ಆಗಿದೆ. ಬೇಜಾರು ಸೇವೆಯವರು ಬಂದಿದ್ದಾರೆ, ಸರ್ವರ ಪಾಠ ಶುರು ಮಾಡಿದ್ದೆ ಬೇಜಾರು ಬರ್ತವರಾದ್ದರಿಂದ ಅವರು ಬಂದಿದ್ದು ಸರಿಯೋ. ಇವರು ಸ್ಥಳ ಸಾವಿರದಾದ್ರಿಂದ ಸಾವಿರ ಬಂದಿದ್ದು ನಮಗೆ ಅತ್ಯಂತ ಸಾರ್ಥಕವಾಗಿದೆ. ಅದು ಆಚಾರ್ಯರೇ ಎರಡು ರೂಪದಲ್ಲಿ ಒಂದು ಕೂಟಾಗಿದೆ, ಒಂದು ಭಾರಿ ವಿಶೇಷ ಬ್ರಹ್ಮಸುಂದ್ರ ರಾಷ್ಟ್ರ ಅನಿವಾರ್ಯ ಸೇರಿದಂತೆ ಆಗಿದೆ. ದೊಡ್ಡ ಭಾಗ್ಯ ಅದು. ಈಗ ಮುಂದೆ ಆ ರೀತಿಯಾಗಿದ್ದೀರಿ. ಆನಂದ ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಗುರಿ. ಇದು ನಮ್ಮ ಜನ ಕೇಳಿಕೊಡ್ಬೇಕು ಇವತ್ತಿಂದು. ಯಾವುದಕ್ಕೋ ಮನುಷ್ಯರು ಖುಷಿಪಡ್ತಿದ್ದಾರೆ, ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ ಧನನ. ಕಷ್ಟಪಟ್ಟು ತಾನೇ ಹೇಳ್ಕೊತಾರೆ, ಕಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೇ ಬಿಟ್ಬಿಡೋದು ಹೇಳಿ ಸ್ವಲ್ಪ ಸುಲಭ. ಕಷ್ಟಪಟ್ಟು ಧನ ಸಂಪಾದನೆ ಮಾಡೋದು ಬಿಡೋ ರಾಶಿ ಅಲ್ವಾ. ಆದರೆ ಜ್ಞಾನ ಹಾಗಲ್ಲ, ಕಷ್ಟದಲ್ಲಿ ಸುಖ ಇದೆ ಜ್ಞಾನಗಳು. ಯಾವುದು ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತ ಹೇಳ್ತಾರೆ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ಎರಡಕ್ಕೂ ಅಂದರೆ ದುಡಿದಕ್ಕೂ ಕಷ್ಟ, ಇಟ್ಕೊಳ್ಳೋದಕ್ಕೂ ಕಷ್ಟ, ಏಳೋದಕ್ಕೂ ಕಷ್ಟ, ಬರಲೋದಕ್ಕೂ ಕಷ್ಟ. ಆದರೆ ಜ್ಞಾನ ಹಾಗಲ್ಲ, ಕಲಿಯೋದೇ ಭಾರಿ ಸುಖ. ಜ್ಞಾನದ ಫಲ ಎಷ್ಟು ದೊಡ್ಡದೊಂದು ಮುಂದೆ ಹೇಳಿದ್ದಾರೆ. ಜ್ಞಾನನೇ ಆನಂದ ಕೊಡುತ್ತೆ. ಜ್ಞಾನೇನು ಅಮೃತಿ ಭವತಿ, ಧನೇನು ಅಮೃತಿ ಭವತಿ ಅಂತ ಯಾರು ಹೇಳಿಲ್ಲ. ನಾ ಅಮೃತಸ್ಯ ಅಮೃತತ್ವಸ್ಯ ಆಶಾ ಅಸ್ತಿ ವಿತ್ತೇನ. ಹಣಕಾಸಿಗೂ ಮೋಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನಾವು ಮೋಕ್ಷಕ್ಕೂ ಹಣಕ್ಕೂ ಸಂಬಂಧ ಇಲ್ಲ ಅಂತ ತಿಳ್ಕೊಳ್ಳೋದೇನೆ. ಹಣದಿಂದ ಎಲ್ಲ ಆಗುತ್ತೆ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಆನಂದಮಯೋ ಅಭ್ಯಾಸ, ಅಭ್ಯಾಸ ಅಂತ ಪದ ಮುಖ್ಯ. ಮತ್ತೆ 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 ಆನಂದಮಯನಾದ ಭಗವಂತನನ್ನೇ ಹೇಳ್ತಾ ಇದೆ ಹೊರತು, ಪರಮಾತ್ಮನೇ ಹೇಳ್ತಾ ಇದೆ ಹೊರತು, ಬೇರೆ ಯಾರು ಆನಂದಮಯ ಶಬ್ದ ಭಾಷರಾಗಲು ಸಾಧ್ಯವಿಲ್ಲ ಅಂತ. ಆನಂದಮಯ ಅಂದ್ರೆ ಏನು ಹಾಗಿದ್ರೆ ಪರಿಪೂರ್ಣ ಆನಂದ ಅಂತ. ನಮಗೆಲ್ಲ ಆನಂದ ಇರಬಹುದು ಸ್ವರೂಪದಲ್ಲಿ, ಪರಿಪೂರ್ಣಾನಂದ ಭಗವಂತನ ದೊಡ್ಡದೇ. ನಮ್ಮಲ್ಲಿ ಪೂರ್ಣತ್ವ ಎರಡು ರೀತಿ, ಕ್ವಾಲಿಟೇಟಿವ್ ಪೂರ್ಣತ್ವ ಬೇರೆ, ಕ್ವಾಂಟಿಟೇಟಿವ್ ಪೂರ್ಣತ್ವ ಬೇರೆ. ಕ್ವಾಲಿಟೇಟಿವ್ ಅಂದರೆ ಅದರ ಸ್ವಭಾವ, ಕ್ವಾಂಟಿಟಿ ಅಂದರೆ ಅದರ ಸಂಖ್ಯೆ. ಆ ಪರಮಾತ್ಮನಲ್ಲಿ ಎರಡೂ ಇದೆ, ಕ್ವಾಲಿಟೇಟಿವ್ ಆನಂದನೂ ಇದೆ, ಕ್ವಾಂಟಿಟಿವ್ ಆನಂದನೂ ಇದೆ. ನಮ್ಮಲ್ಲಿ ಹಾಗಲ್ಲ, ಕ್ವಾಲಿಟಿ ಆನಂದ ಕ್ವಾಂಟಿಟಿ ಕ್ವಾಂಟಿಟಿ ಪರಮಾತ್ಮನ ಕ್ವಾಂಟಿಟಿ ಪರಿಪೂರ್ಣ. ಅದು ಬ್ರಹ್ಮಾದೇವಿಗೂ ಇಲ್ಲ ಅಂದಮೇಲೆ ಉಳಿದವರು ಯಾರಿಲ್ಲ ಸಾಧ್ಯವೂ. ಈಗ ಆನಂದದಲ್ಲೂ ತಾರತಮ್ಯದ ಒಂದು ಪರಿಕಲ್ಪನೆಯನ್ನು ಕಷ್ಟ ಕೊಡ್ತಕ್ಕಂಥ ಭಾಗ ಇದೆ. ಮುಂದುವರೆದು ಆನಂದಮಯನೇ ಪರಮಾತ್ಮ, ಪರಮಾತ್ಮನಷ್ಟೇ ಆನಂದಮಯ ಅಂತ ಹೇಳಿದ್ರಿಂದ ವಿಶಿಷ್ಟಾದ್ವೈತ ಮಧ್ಯಾಹ್ನ ಆಯಿತು. ಉಳಿದವರು ಕೂಡ ಅಷ್ಟೇ ಆನಂದಮಯರಾಗಿದ್ದಿದ್ರೆ ಆಗ ಪರಮಾತ್ಮ ವಿಶಿಷ್ಟ ಇರ್ತಿರಲಿಲ್ಲ. ಎಲ್ಲರೂ ಪರಮಾತ್ಮನೇ ಆಗೋದಾಗಿದ್ದರೆ ಅರ್ಥ ಇರ್ತಿರಲಿಲ್ಲ. ಆ ಸೂಚ್ಯವಾಗಿ ಅದರ ಖಂಡನೆ ಆಗಿದೆ. ಅದ್ವೈತದಲ್ಲಿ ಯಾವ ಗುಣವೂ ಇಲ್ಲ ಅಂದರೆ ಆನಂದಮಯ ಅಂತರ ಚಾನ್ಸಸ್ಸೂ ಇಲ್ಲ. ನಿರ್ಗುಣದಲ್ಲಿ ಆನಂದಮಯ ಅಂದರೆ ಅರ್ಥ ಏನು ಅದರೊಳಗೆ ಏನೂ ಪ್ರಯೋಜನ ಇಲ್ಲ. ಇಷ್ಟೇ ಮುಂದೆ ಅನೇಕ ಶಬ್ದಗಳ ಸಮನ್ವಯ ಕೊಟ್ಟು ನಾಲ್ಕು ಭಾಗ ಮಾಡಿರ್ತಾರೆ. ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಮತ್ತು ಅನ್ಯತ್ರೈವ ಪ್ರಸಿದ್ಧ ಅಂತ ಮೂರು ಭಾಗ ಮಾಡಿಬಿಟ್ಟು ಅದರಲ್ಲಿ ಮತ್ತೆ ಎರಡು ಭಾಗ ಮಾಡ್ತಾರೆ. ನಾಮಾತ್ಮಕ, ಲಿಂಗಾತ್ಮಕ. ನಾಮ ಅಂದರೆ ಹೆಸರು, ಲಿಂಗ ಅಂದರೆ ಲಕ್ಷಣ. ಈ ರೀತಿ ಎರಡು ಭಾಗ ಮಾಡಿ ಒಂದೊಂದು ಪಾತ್ರಗಳನ್ನು ಹೇಳ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಶಬ್ದಗಳು ಅಂತ ಯಾವುದುಂಟು, ನಾಮಾತ್ಮಕ ಇರಲಿ, ಲಿಂಗಾತ್ಮಕ ಇರಲಿ, ಉಭಯತ್ರ ಪ್ರಸಿದ್ಧ ಇರಲಿ, ಅನ್ಯತ್ರ ಪ್ರಸಿದ್ಧ ಇರಲಿ, ಎಂದರೆ ಯಾರನ್ನ ಯಾವುದೇ ಶಬ್ದ ಹೇಳಿ ಅದು ಮುಖ್ಯವಾಗಿ ಹೇಳೋದು ದೇವರನ್ನೇ ಹೇಳುತ್ತೆ ಎಂಬುದನ್ನು ಅನೇಕ ರೀತಿ ಹೇಳೋಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಯಾಕಕ್ಕೆ ಗೊತ್ತಾ, ನಮ್ಗೆ ಅನುಸಂಧಾನ ಶುರುವಾಗುತ್ತೆ. ಎಲ್ಲ ಶಬ್ದನೂ ದೇವರನ್ನೇ ಹೇಳುತ್ತೆ ಅಂದಮೇಲೆ ದೇವರನ್ನ ಹೇಳೋ ಶಬ್ದ ತಿಳ್ಕೊಂಡಿರೋದು ಬೇರೆ ಕೆಲವಿರ್ತಾರೆ. ವಿಷ್ಣು ಶಾಸ್ತ್ರಗಳು ಯಾವುದೇ ಶಬ್ದ ಬಾಯಿ ಬಂದ್ಬಿಡುತ್ತೆ ಅಂದರೆ ಅದಕ್ಕೆ ಅದು ದೇವರೇ ಹೇಳುತ್ತೆ ಅಂತ ತಿಳ್ಕೊಂಡ್ರೆ ಪ್ರಾಬ್ಲಮ್ ಬರೋದಿಲ್ಲ. ಯಾವುದೇ ಶಬ್ದ ಬರೋದು ಕಾಣ್ತಾ ಇದೆ, ಎಲ್ಲ ಶಬ್ದಗಳು ದೇವರೇ ಹೇಳುತ್ತೆ ಅಂದ ಮೇಲೆ ಸಮಸ್ಯೆನೇ ಬರೋದಿಲ್ಲ. ಅದು ಅನುಸಂಧಾನ ದೇವರ ಹಿರಿಮೆಗೆ ಇಷ್ಟೆಲ್ಲ ಸರ್ವಶಬ್ದ ವಾಚ್ಯತ್ವ ಹೇಳ್ತೀರಿ. ಏನ್ ಬಂತು ನಿಮಗೆ ಅಂದ್ರೆ, ಸರ್ವಶಬ್ದ ವಾಚ್ಯತ್ವ ಬಂದಿದ್ದರಿಂದ ಸರ್ವಗುಣ ಪೂರ್ಣತ್ವ ಬಂತು ಅಂತ. ಯಾರು ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನ, ಒಂದೊಂದು ಹೆಸರಿನ ಹಿಂದೆ ಒಂದು ಗುಣ ಇದೆ ಅಂತ. ಸರ್ವ ಶಬ್ದಗಳು ಅಂದ್ಮೇಲೆ ಸರ್ವ ಗುಣಗಳು, ಸರ್ವಶಬ್ದ ವಾಚ್ಯತ್ವ ಅಂದ್ರೆ ಸರ್ವಗುಣ ಪೂರ್ಣತ್ವ ದೇವರಲ್ಲಿದೆ. ಈಗ ಯೋಚನೆ ಮಾಡಿ, ಒಂದು ಶಬ್ದ ದೇವರನ್ನು ಹೇಳೋದಿಲ್ಲ ಅಂತ ಹೇಳಿದ್ರು ಕೂಡ ಆ ಗುಣ ಬಯಸ್ತಾ ಇತ್ತು ಅಂತ ದೇವರಿಗೆ, ಆ ಗುಣ ದೇವರಿಗಿಲ್ಲ. ಅದಕ್ಕೆ ಆಚಾರ್ಯ ಸಮನ್ವಯ ಮಾಡ್ತಿದ್ದಾರೆ, ಪ್ರತಿಯೊಂದು ಶಬ್ದನೂ ದೇವರು ಹೇಳುತ್ತೆ. ಆದ್ದರಿಂದಲೇ ಯಾವುದೇ ರೀತಿಯಲ್ಲೂ ಕೂಡ ದೇವರಿಗೆ ಗುಣ ನಿರತೆ ಬರೋ ಸಂಭವನೇ ಇಲ್ಲ. ಹಾಗೆ ಹೇಳ್ತಾರೆ, ಸಿಕ್ಕಾಕೊಂಡ್ರೆ ಇವರು ಸಮಸ್ಯೆ ಬರುತ್ತೆ ನಿಮಗೆ. ಈ ಅನ್ಯತ್ರಯ ಪ್ರಸಿದ್ಧ ಶಬ್ದಗಳಿವೆ, ದೇವರು ಹೇಳೋ ಶಾಂತ ಇಲ್ಲ ಅವೆಲ್ಲ ಶಬ್ದಗಳು. ಅದೇ ದೇವರು ಹೇಳುತ್ತೆ ನಿಮಗೆ ಯಾವುದು ಅಂದರೆ ದುಃಖಿ ಇತ್ಯಾದಿ ಶಬ್ದಗಳು. ದುಃಖಿ ದೇವ್ರು ಹೇಗೆ ಹೇಳುತ್ತೆ, ದೇವ್ರ ದುಃಖ ದುಃಖ ಇರೋದು ಒಪ್ಕೊಂಡ್ಬಿಡ್ತೀರಾ? ಒಪ್ಕೊಡೋದಿಲ್ಲ ಅಂದ್ರೆ ದೇವ್ರು ಹೇಳೋದಿಲ್ಲ ಅಂತ ಹೇಳಿ. ಕೆಲವು ಶಬ್ದ ದೇವ್ರನ್ನ ಹೇಳೋದಿಲ್ಲ ಇಷ್ಟು ಹೇಳ್ಬಿಡಿಲ್ಲ, ಅದಕ್ಕೆ ಹೇಳ್ತಿಲ್ಲ, ಅದೂ ದೇವರನ್ನು ಹೇಳುತ್ತೆ. ಇದು ಹೊಸ ವಿಚಾರ ಇಡೀ ಜಗತ್ತಿನೊಳಗೆ. ಈ ರೀತಿ ಯೋಚನೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇರಲಿಲ್ಲ. ಆಚಾರ್ಯ ಹೇಳ್ತಾರೆ ಅದು ಸಾಧ್ಯ. ದುಃಖಿ ದೇವ್ರನ್ನ ಹೇಳು, ಪರಾಜಿತ ದೇವ್ರನ್ನ ಹೇಳು, ಬದ್ಧ ದೇವ್ರನ್ನ ಹೇಳು, ಛನ್ನ ದೇವ್ರನ್ನ ಹೇಳು, ಶೂನ್ಯ ದೇವ್ರನ್ನ ಹೇಳು. ಅಲ್ಲದೆ ಹೇಗೆ ಹೇಳೋಕ್ಕೆ ಸಾಧ್ಯ ಅಂದರೆ ನಿಮಗೆ ಗೊತ್ತಿಲ್ಲ. ಶಬ್ದಗಳಿಗೆ ಪ್ರವೃತ್ತಿ ಬರಬೇಕಾದ್ರೆ ಏನು ಕಾಲ ಅಂತ ಗೊತ್ತಾದ್ರೂ ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಸದ್ಗತತ್ವಂಚ ಶಬ್ದವೃತ್ತೇ ಹಿ ಕಾರಣ. ಶಬ್ದಶಾಸ್ತ್ರಕ್ಕೆ ಆಚಾರದ ಕೊಡುಗೆ ದೊಡ್ಡ ಕೊಡುಗೆ ಏನು ಏನು ಅಂದರೆ, ಒಂದು ಶಬ್ದದ ವಾಚನಾಗಬೇಕಾದ್ರೆ ಎರಡು ಕಾರಣ ಮುಖ್ಯವಾಗಿ, ಆ ಗುಣ ಅವನಲ್ಲಿ ಇರಬೇಕು ಅಥವಾ ಒಡೆತನ ಅವನಲ್ಲಿ ಇರಬೇಕು. ಗುಣ ಇದ್ರೂ ವಾಚನ ಆಗ್ತಾನೆ, ಓದರ ಶಕ್ತಿ ಇದ್ರೂ ವಾಚನ ಆಗ್ತಾನೆ. ಇವತ್ತು ಪರಮಾತ್ಮನಲ್ಲಿ ದುಃಖ ಇಲ್ಲ. ದುಃಖಿ ಶಬ್ದ ವಾಚನಾದವರು, ಆ ತದ್ಗತತ್ವೇನ ವಾಚನಾದವರು ನಾವು. ಅದುಃಖ ಬಿಟ್ಟರ ಸರ್ವಂ ದೇವಾಯ ಮತ್ತು ದುಃಖಿನ. ತದ್ಗತತ್ವ ರೂಪವನ್ನು ವಾಚತ್ವ ನಮಗೆ ಬಂತು, ತತ್ ಸ್ವಾಮಿತ್ವ ರೂಪವನ್ನು ವಾಚತ್ವ ದೇವರಿಗೆ ಬಂತು. ದುಃಖ ನಾವು ದುಃಖ ನಮ್ಮಲ್ಲಿದೆ, ದುಃಖ ಸ್ವಾಮಿತ್ವ ನಮಗಿಲ್ಲ. ತಮಾಷೆ ಇದೆ, ದುಃಖ ಸ್ವಾಮಿತ್ವ ನಮಗಿಲ್ಲ. ಇದ್ದಿದ್ರೆ ದುಃಖ ಬರ್ತಾರೆ ಎಲ್ಲ ಓದ್ಬಿಡ್ತೀವಿ ದುಃಖ. ಯದಗೀನ ಗುಣಾ ಸರ್ವೇ ದೋಷ ಅಭಿ ಸರ್ವಶಃ ಗುಣಾಸ್ತಷ್ಟೇ ಕಥಂ ನಶ್ಯು ದುರ್ದೋಷಾಷ್ಟೇ ಕಥಂ ಪುನಃ. ಗುಣಗಳು ನಮ್ಮ ಕೈಯಲ್ಲಿದ್ದರೆ ಗುಣ ತೊಗೊಳ್ತಾ ಇದ್ವಿ, ದೋಷ ನಮ್ಮ ಕೈಯಲ್ಲಿದ್ದರೆ ದೋಷ ಓಡಿಸ್ತಾ ಇದ್ವಿ. ಗುಣ ಬರೋದಿಲ್ಲ ಒಂದು ಕಷ್ಟ, ಮಗ ಫೇಲ್ ಆಗಿದ್ದಾರೆ, ಗುಣಾಂತಿದ್ದಾನೆ ಫೇಲ್ ಆಗಿಬಿಟ್ಟಿದ್ದಾನೆ, ಮಿನಿಸ್ಟರ್ ಬೇರೆ ಜೊತೆಗೆ ತಾನು ಫೇಲ್ ಆಗ್ತಿದ್ದಾರೆ. ಅದು ಪಾಸ್ಪೋರ್ಟ್ ಸಿಕ್ಕಿ ಅವನಿಗಿಲ್ಲ, ಅವ್ರ ಬೇಕಾದ್ರೆ ಪಾಸ್ಪೋರ್ಟ್ ಜನ ಬೈತಾನೆ. ಆ ಪಾಸ್ಪೋರ್ಟ್ ಪದ್ಧತಿ ಅಲ್ಲ ಅದು, ಪಾಸ್ಪೋರ್ಟ್ ಆಗ್ತಾ ಇಲ್ಲ ಅವನಿಗೆ, ಅದು ದೋಷ. ಗುಣ ತರಲಿಕ್ಕೆ ಆಗ್ತಾ ಇಲ್ಲ, ದೋಷ ಇದೆ ಓಡ್ತಾ ಬರ್ತಾ ಇದೆ. ಅಂದರೆ ನಮಗೆ ದುಃಖಿತ್ವ ಅಂದರೆ ದುಃಖ ಸ್ವಾಮಿತ್ವ ರೂಪವಾದದಕ್ಕಿಂತ ನಮಗಿಲ್ಲ, ದೇವರಿಗೆ ಅದಿದೆ. ಅದಕ್ಕೆ ದೇವರು ದುಃಖಿ ಹೌದು, ನಮಗೆ ತಕ್ಷಣ ಅರ್ಥ ಆಗೋದು ಕಷ್ಟ. ಅದಕ್ಕೆ ಧನಿ ಅಂತ ದುಃಖಾಂತ ಕೊಡ್ತಾರೆ. ದುಃಖಿ ಧನಿ, ಧನಿ ಅಂದರೆ ಧನ ಇರೋನ್ ಧನಿ, ಧನ ಇರೋನ್ ಧನಿ. ತಮಾಷೆ ಅಂದರೆ ಧನ ಹತ್ರ ಇದ್ದರೂ ಧನಿ, ಅದಕ್ಕಿಂತ ಜಾಸ್ತಿ ಒಡೆತನ ಇದ್ದರೆ ಮುಖ್ಯ ಧನಿ. ಬರೀ ಇಟ್ಕೊಂಡು ಮಾತ್ರಕ್ಕೆ ಧನಿ ಆಗೋದು ಮುಖ್ಯ ಅಂತಲ್ಲ, ಈ ಕ್ಯಾಶಿಯರ್ ದುಡ್ಡು ಬಿದ್ದಿರುತ್ತೆ ಪಾಪ, ರಾಶಿ ರಾಶಿ ದುಡ್ಡಿರುತ್ತದೆ, ಅವನ ಜನ 100 ರೂಪಾಯಿ ಬೇಕಾಗಿರುತ್ತೆ, ತೊಗೊಳಾಗಿಲ್ಲ ಅವನು ದುಡ್ಡು ಗುದ್ದಿದ್ದ 100 ರೂಪಾಯಿ ತೊಗೊಳಾಗಿಲ್ಲ. ಹಾಕೊಂಡ್ರೆ ಮತ್ತೆ ಮನೆಗೆ ಬಂದು ಬರೋಗಿಲ್ಲ, ಬರ್ದಿರ್ತಿಲ್ಲ, ತೊಗೊಂಡಾದ್ರೆ ಹೋಗಾಗಲೆಕ್ಕ. ಎಷ್ಟು ಕಷ್ಟ ಗೊತ್ತಾ, ಗೊತ್ತಾಗ್ತಿರ್ತಾನೆ, ಕಂಡವರು ಲೋನ್ ಅಪ್ಲೈ ಮಾಡಿರ್ತಾನೆ, ದುಡ್ಡು ಬಂದು ಗೊತ್ತಿರ್ತಾನೆ. ಎಷ್ಟು ತಮಾಷೆ, ಅವಾಗ ಗೊತ್ತಾಗುತ್ತೆ ಅವನು ಧನಿ ಅಂದರೆ ನಾನು ಧನಿ ಅಲ್ಲ ಹೇಳ್ತಾನೆ, ದುಡ್ಡಿದೆ ನಾನು ಧನಿ ಅಲ್ಲ ಅಂದ್ರೆ. ಆಮೇಲೆ ಇನ್ನೊಬ್ಬರು ದುಡ್ಡಿದ್ದಾರೆ, ಒಬ್ಬರು ಬಳಿ ಬ್ರಿಜ್ಗೆ ಕೊಟ್ಟೊಂಡು ಪದ್ಧತಿ ಇದೆ ಇಲ್ಲ, ಬ್ರಿಜ್ಗೆ ಅಷ್ಟೋ ದುಡ್ಡು, ಒಬ್ಬ ಕೂಲಿ ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಅವನು ಹೊತ್ಕೊಂಡಿದ್ದಾನೆ, ಅವನು ದುಡ್ಡು ಧನಿ ಅಲ್ಲ, ಇವನು ಧನಿ ಬರೀ ಕೇಳಿ ಹೋಗ್ತಿದ್ದಾನೆ, ಇವನು ಧನಿ, ಆ ದುಡ್ಡಿನ ಯಜಮಾನ ಇವನು. ಅರ್ಥ ಮಾಡಿಕೊಂಡ್ರೆ ದೇವರು ಎಲ್ಲ ದೋಷಗಳಿಗೂ ಅವನೇ ಸ್ವಾಮಿ ಆದ್ದರಿಂದ ದುಃಖ ಶಬ್ದವು ಅಚ್ಚನಾಗಿದ್ದಾನೆ ಅಂತ ಯೋಚನೆ ಮಾಡ್ತೀರಿ. ಅರ್ಥ ಮಾಡಿಕೊಂಡ್ರೆ ಯಾರೂ ಉತ್ತರ ಕೊಡಲಿಕ್ಕಾಗದೇ ಇರತಕ್ಕಂಥ ರೀತಿಯಲ್ಲಿ ಆಚಾರ ಹೇಳ್ತಾರೆ. ಇದು ಸಮಸ್ಯೆ ಒಂದು ಅದು ಬರೀ ಚಾತುರ್ಯ ಅಲ್ಲ, ಇದು ಅದು ಪೂರ್ತಿ ಆಚಾರ ವೈಶಿಷ್ಟ್ಯ ಅಂತ ಹೇಳಿದರೆ ಬುದ್ಧಿ ಕೌಶಲ್ಯ ತೋರಿಸೋದು ಉದ್ದೇಶ ಅಲ್ಲ ಅವರಿಗೆ. ಅವರೇನಾದ್ರೂ ತಮ್ಮ ಬುದ್ಧಿ ಕೌಶಲ್ಯ ತೋರಿಸಿ ಕೋಶಿಸೋರು ಕೂಡ ಯಾರಿಗೂ ಅರ್ಥ ಆಗ್ತಿದ್ರು, ಆಯ್ತು ಬರೀತಿದ್ರು ಆಚಾರ್ಯ. ಆ ತಿಳಿಸಬೇಕು ಅಂತ ಕರುಣೆಯಿಂದ ಬರ್ತಿದ್ದಾರೆ ಒಂದು ಬೇರೆ ದೃಷ್ಟಿಯಿಂದ ಅಲ್ಲ. ಆಗ ನಮಗೆ ಅರ್ಥ ಆಗುತ್ತೆ, ಸ್ವಾಮಿ ಆ ದುಃಖ ಅನುಭವಿಸ್ತಾ ಇದ್ದೇವೆ, ದುಃಖದ ಸ್ವಾಮಿ ನೀನಾಗಿದ್ದಿ, ಅದಕ್ಕೆ ಪರಿಹಾರ ಮಾಡು. ಎಷ್ಟು ಸುಲಭ ಅಲ್ಲ, ದುಃಖ ಬಂದ ರೋಗ ಪರಿಹಾರ ದೇವರು ಯಾಕೆ ಕೇಳ್ತೇವೆ ಅಂದರೆ, ರೋಗ ಅನುಭವಿಸೋದು ನಾವು, ರೋಗದ ಸ್ವಾಮಿ ಅವನು. ಅದಕ್ಕೆ ಬರ್ತಾರ ಜನ್ಮ ಸಂಸಾರ ಬಂಧನ ಇಲ್ಲಿ ವಿಷ್ಣು ಸಹಸ್ರ ಅಂತ ಹೇಳಿದರೆ ಯಾಕೆ ಹೋಗುತ್ತೆ ಅಂದರೆ ಸ್ವಾಮಿ ಅವನು, ಅದಕ್ಕೆ ಹೋಗುತ್ತೆ. ನಮ್ಗೆ ಇನ್ನೊಂದು ಕಡೆ ಗೊತ್ತಾಗುತ್ತೆ, ಟ್ಯಾಕ್ಸ್ ಕೇಳೋದು ಬರ್ತಾರೆ, ನಾವು ಅರ್ಥ ಮಾಡ್ತೇವೆ ಸ್ವಾಮಿ ನಮ್ಮನೆ ಅಲ್ಲ, ನಮ್ಮನೆ ಅಲ್ಲ, ಹೆಚ್ಚು ಜಾರ ಇದೆ ನಮಗೆ, ನಮ್ಮ ಟ್ಯಾಕ್ಸ್ ಓದೋದು ಕೇಳಿ ನಾವು ಕೇಳಬೇಡಿ, ಮನೆ ನೋಡಿದ್ರೆ ಅವನು, ಇರೋದು ನೋಡಿದ್ರೆ ಇವನು, ತಪ್ಪಿದ ತಪ್ಪ ಇವನಿಗೆ, ಓಡೋಶಿಪ್ ಅವನಿಗೆ. ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ದೇಹ ವಾಸ ಮಾಡೋದು ನಾವು, ಸ್ವಾಮಿತ್ವ ದೇವರದು. ನಮಗೇನ ದೇಹ ಸ್ವಾಮಿತ್ವ ಇದ್ದಿದ್ರೆ ನಾವು ತಗೊಳ್ಳೋ ದೇಹನೇ ಬೇರೆ ಆಗ್ತಿತ್ತು, ಮತ್ತೆ ದೇವರಾಣಿ ಬರ್ತಿದ್ದಿಲ್ಲ, ಮತ್ತೆ ತಗೊಂಡ್ಮೇಲೆ ಫೈನಲ್ ಆಗ್ತಿತ್ತು. ನಾವು ಬಿಡ್ಲಕ್ಕೂ ಆಗೋದಿಲ್ಲ, ನಮಗೆ ಬಿಡಿಸಕ್ಕೂ ಆಗೋದಿಲ್ಲ. ಎಷ್ಟು ತಮಾಷೆ ಗೊತ್ತ, ಬಿಡಿಸಕ್ಕೂ ಆಗೋದಿಲ್ಲ, ಬಿಡ್ಲಕ್ಕೂ ಆಗೋದಿಲ್ಲ. ಇರೋದು ನಿಜ, ಎರಡು ಸಿಕ್ಕಿರೋದು ಪರಮಾತ್ಮನಿಗೆ ಮಾತ್ರ, ಅದಕ್ಕೆ ಅವನಿಗೆ ಸ್ವಾಮಿತ್ವ ಇದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದ ಪ್ರತಿಯೊಂದು ಸಂಗತಿಯನ್ನು ಅನ್ವಯ ಮಾಡ್ಕೋಬೇಕಾಗ, ಆಗ ಬ್ರಹ್ಮಸೂತ್ರ ಪಾಠದ ಕಿರಿಮೆ ನಮಗೆ ಅರ್ಥವಾಗಿ ಪರಮಾತ್ಮ ಗುಣಪೂರ್ಣ ಅಂತಕ್ಕಂಥ ಅಂಶ ದೃಢವಾಗಿ ನಮಗೆ ನೆನೆಸಿಬಿಡೋದ್ರಿಂದ ಆಗ ಭಕ್ತಿ ಜಾಸ್ತಿ ಆಗುತ್ತೆ. ನೆನಪಿಡೋದು ಭಕ್ತಿ ಜಾಸ್ತಿ ಆಗಬೇಕಾದ್ರೆ ಗುಣಗಳ ಜ್ಞಾನ ಬರ್ತಾ ಹೋದಂತೆ ಭಕ್ತಿ ಜಾಸ್ತಿ ಆಗುತ್ತೆ. ದೋಷದ ಜ್ಞಾನ ಬಂದರೆ ಭಕ್ತಿ ವಿರಕ್ತಿ ಬರುತ್ತೆ, ದೋಷದ ಜ್ಞಾನ ಬಂದರೆ ವಿರಕ್ತಿ, ಗುಣದ ಜ್ಞಾನ ಬಂದರೆ ಭಕ್ತಿ. ನಮಗೆ ಲೌಕಿಕದ ಬಗ್ಗೆ ಗುಣಜ್ಞಾನ ಬಂದಿರೋದ್ರಿಂದ ಆಸಕ್ತಿ ಬಂದಿದೆ, ಆ ದೋಷ ಜ್ಞಾನ ತಂದುಕೊಡೋದು ಶಾಸ್ತ್ರ. ಲೋಕದಲ್ಲಿ ದುಃಖ ಇಲ್ಲ ಅಂತ ಎಚ್ಚರಿಸಿಕೊಡ್ತಕ್ಕ ಶಾಸ್ತ್ರ. ಆದ್ದರಿಂದ ಲೋಕದಲ್ಲಿ ವಿರಕ್ತಿ ಹುಟ್ಟಬೇಕು, ದೇವರಲ್ಲಿ ಭಕ್ತಿ ಹುಟ್ಟಬೇಕು, ಗುಣವನ್ನು ಹೇಳ್ತಾರೆ. ಈಗ ಅದ್ವೈತ ಪದಾರ್ಥಗಳು, ದೇವರಲ್ಲಿ ಗುಣಗಳೇ ಇಲ್ಲ, ಆಸಕ್ತಿಯಾಗಿ ಬರುತ್ತಾಗ ಭಕ್ತಿ ಬರುತ್ತಾ ಸಾಧ್ಯ? ನಿರ್ಗುಣತ್ವ ಜ್ಞಾನ ಇದ್ದು ಬಂದು ಭಕ್ತಿಯನ್ನು ತೆಗೆದಾಗುತ್ತೆ ಹೊರತು ಭಕ್ತಿ ಕೊಡೋ ಶಾಂತಿ ಇದೆ. ಇನ್ನು ಅಕಸ್ಮಾತ್ ದೋಷ ಇದ್ರೆ ಅಂತ ಪ್ರಶ್ನೆ ಬರುತ್ತೆ. ಇಷ್ಟೆಲ್ಲ ಗುಣಗಳು ಹೇಳ್ತಾರೆ, ಫ್ಲೈಟಲ್ಲಿ ಕುತ್ಕೊಂಡ್ರೆ ಎರಡು ತಾಸು ಡೆಲ್ಲಿ ಸರಿ ಹೋದ್ರೆ, ಇಲ್ಲ ಹೋದ್ರೆ ತೀರ ಅವಲೋಕ. ಎಷ್ಟು ರಿಸ್ಕ್ ಇದೆ ಗೊತ್ತಾ? ಇನ್ಸೂರೆನ್ಸ್ ಮಾಡಿ ಹೆಚ್ಚಿ ಅಂತ ಹೇಳ್ಬಿಡ್ತಾರೆ, ಹುಷಾರು. ಇನ್ಸೂರೆನ್ಸ್ ಮಾಡಿ ಹೆಚ್ಚಿ, ಗುಣ ಇದೆ ದೋಷ ಇದೆ. ಗ್ಯಾಸಲ್ಲಿ ಅಡುಗೆ ಮಾಡ್ತಾರೆ, ಮಾಡಿದರೆ ಅಡುಗೆ ನಮ್ಮ ಅಂದರೆ ಮನೆ ಸಮೇತ ಹೋಗ್ತಾರೆ, ರಿಸ್ಕ್ ಇದೆ. ವೆಹಿಕಲಲ್ಲಿ ಫಾಸ್ಟಾಗಿ ಹೋಗ್ತಾರೆ, ಆಕ್ಸಿಡೆಂಟ್ ಆದರೆ ಸೀಸಾ ಇರ್ಬಿಡ್ತಾರೆ. ದೇವರಲ್ಲಿ ಗುಣ ಇದೆ ದೋಷ ಇದೆ ಅಂತ ಪ್ರಶ್ನೆ. ಗುಣ ಇದೆ ದೋಷ ಇದೆ ಅಂತ ಕೇಳಿದರೆ ಒಂದು ಮಾತು ಹೇಳ್ತಾರೆ, ಗುಣ ಇದ್ದು ದೋಷನೂ ಇದ್ದರೂ ಹರಿಸುತ್ತೆ ವಸ್ತುಗಳನ್ನು. ಇಲ್ಲಿ ಅಂದರೆ ಪೂರ್ಣಚಂದ್ರ ಪುಷ್ಪಾಂತ ಬರ್ತಾರೆ. ಕಾಳಿದಾಸ ಹೇಳ್ತಾರೆ, ಏಕೋ ಹಿ ದೋಷ ಗುಣಸನ್ನಿಪಾತೆ ನಿಮಜ್ಜ ತಿಂದೋಹು ಕಿರಣೇ ಶ್ರೀವಾಂತ. ಚಂದ್ರನಲ್ಲಿ ಪೂರ್ಣಚಂದ್ರ ಅಂತ ಕರೆದ್ರು 16 ಬಿಳಿ ಕಲೆ ಇಲ್ಲ, ಒಂದು ಕಪ್ಪು ಕಲೆ ಇದೆ, 15 ಬಿಳಿ ಕಲೆ ಇರೋದು. ಆದರೆ ಏನು ಮಾಡ್ತಾ ಇದ್ದಾರೆ, ಗುಣಸನ್ನಿಪಾತೆ ಏಕೋ ಹಿ ದೋಷ ನಿಮಜ್ಜ. ದೋಷ ಕಡಿಮೆ ಇದ್ದು ಗುಣ ಜಾಸ್ತಿ ಇದ್ದಾಗ ಏನು ಮಾಡ್ತಾರೆ, ಜಾತ್ರೆಗೆ ಬರ್ಬೇಕಾದ್ರೆ 36 ಅದೇ ಕಾಸು ಬರೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ, 18 ಆಗ್ರೆ ಸಾಕು ಅಂತ ಹೇಳಿಬಿಡ್ತಾರೆ. ಅದು ಇವತ್ತಂತೂ ಕಡಿಯೋದೇ ಬೇಕಾಗಿಲ್ಲ ಅಂತಾರೆ ಆ ವಿಚಾರ ಇರ್ಬೇಕು. ಸಾಮಾನ್ಯ ಮನುಷ್ಯದ ಪದ್ಧತಿ, ದೇವರಲ್ಲಿ ಅನಂತಾನಂತ ಗುಣ ಇದೆಯಲ್ಲ, ಎಷ್ಟು ದೋಷ ಇರಬಹುದಾಗಿತ್ತು ದೇವರಲ್ಲಿ? ಒಂದು ಕೋಟಿ ಇದ್ರೂ ದೇವರು ದೊಡ್ಡವರಾಗ್ತಿ, ಒಂದು ಕೋಟಿ ಇದ್ರೂ ಅನಂತ ಗುಣಗಳ ಮುಂದೆ ಒಂದು ಕೋಟಿ ದೋಷ ಲೆಕ್ಕ ಇಲ್ಲ. ಲಕ್ಷ ಇದ್ರೂ ಯೋಚನೆ ಇಲ್ಲ, 1,000 ಇದ್ರೂ ಭಾರಿ ಗ್ರೇಟು, 100 ಪರವಾಗಿಲ್ಲ, ಅದು ಒಂದು ಇಲ್ಲ ದೇವರಲ್ಲಿ, ಎಷ್ಟು ದೊಡ್ಡವರು ದೇವರು. ಆಗ ದೇವರ ಬಗ್ಗೆ ಭಕ್ತಿ ಭಾರಿ ಜಾಸ್ತಿ ಆಗಿರುತ್ತೆ. ಆಫೀಸರ್ ಭಾರಿ ದೊಡ್ಡವನು, ಸ್ವಲ್ಪ ಎಡವಟ್ಟವನು ಎಷ್ಟು ಬರುತ್ತೆ, ಸ್ವಲ್ಪ ಎಡವಟ್ಟೋದ್ರೆ ಹೋಗೋದು ಬೇಡ ಅಂತ. ದೇವರಲ್ಲಿ ದೋಷಗಳೇ ಇಲ್ಲ, ಎಷ್ಟು ತಮಾಷೆ. ಆಗ ಪೂರ್ಣ ಭಕ್ತಿ ಮಾಡಿ ಬರ್ತದೆ. ರಮಾದೇವಿಯಲ್ಲಿ ಅಸ್ವಾತಂತ್ರ ಇದೆ ನೆನಪಿರಬೇಕು, ಅದು ಪೂರ್ಣ ಭಕ್ತಿ ಮಾಡಿ ಬರೋದಿಲ್ಲ. ಅದಕ್ಕೇನು ಮಾಡ್ತಾರೆ ಅವರು, ನಮ್ಮ ಯಜಮಾನರ ಕೈ ನಮ್ಮ ಕೈಯಲ್ಲಿ ನಾನು ಮೂಡಿರುತ್ತೆ. ದೇವರಲ್ಲಿ ಯಾವ ದೋಷವೂ ಇಲ್ಲ, ಅದರಿಂದಾಗಿನೇ ಪೂರ್ಣ ಭಕ್ತಿ ಬರುತ್ತೆ. ಅದು ವಿರೋಧಾಧ್ಯಾಯ ವಾಕ್ಯಾರ್ಥಕ್ಕಲ್ಲ, ಅನುಭವಕ್ಕೆ ಬೇಕು. ನನಗೆ ವಾಕ್ಯಾರ್ಥ ಅನ್ನೋರು ಒಳಗೆ ಹೋಗ್ಲಿಕ್ಕೆ, ಒಳಗೆ ಹೋದ್ಮೇಲೆ ಅನ್ನ ಅನ್ನೋದನ್ನು ಮಾಡೋ ಸರಿನೇ, ಪಠ್ಯ ಹೋದ್ಮೇಲಷ್ಟೇ ಜೀರ್ಣ ಆಗೋದು. ಪುಸ್ತಕದಲ್ಲಿ ಪಾತ್ರೆಯಲ್ಲಿ ಜೀರ್ಣ ಆಗೋದಿಲ್ಲ, ಪಠ್ಯ ಹೋದ್ಮೇಲೆ ಜೀರ್ಣ ಆಗೋದು. ಅದಕ್ಕೆ ಆಚಾರ ಹೇಳ್ತಾರೆ, ದೇವರಲ್ಲಿ ದೋಷ ದೂರತ್ವ ಜ್ಞಾನ ಬಂದು ಗುಣಪೂರ್ಣತ್ವ ಜ್ಞಾನ ಬಂದ ಮೇಲೆ ಭಕ್ತಿ ಬರಲೇಬೇಕಲ್ಲ. ಇವತ್ತು ಮನುಷ್ಯ ದೇವರನ್ನು ಪೂರ್ತಿ ಆಗಿಬಿಟ್ಟಿದೆ ಅಂತ ಗೊತ್ತೇನು, ಗುಣ ಇದೆ ಎಂಬ ಜ್ಞಾನವೇ ಇಲ್ಲ ಮತ್ತೆ ದೇವರಲ್ಲಿ, ದೋಷ ಇಲ್ಲ ಎಂಬ ಜ್ಞಾನವೂ ಇಲ್ಲ. ಅದಕ್ಕೆ ನಮಗೆ ದೇವರೇ ಬೇಕಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಆದರೆ ದೇವರ ಬಗ್ಗೆ ಜ್ಞಾನ ಬಂತು ಅಂದರೆ ಯಾರೂ ದೇವರನ್ನು ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದ. ಅದು ನಾವು ದೊಡ್ಡ ದೇವರ ಬಗ್ಗೆ ಏನೇ ಹೇಳ್ಬೇಡಿ, ಗುಣ ಹೇಳ್ಬಿಟ್ರೆ ಸಾಕು, ಕಷ್ಟ ಬಂದ್ಬಿಡ್ತಾರೆ. ಸ್ವಲ್ಪ ಅಂಗಡಿಗೆ ಹೋಗ್ತಾರೆ, ಯಾವುದೇ ಪದಾರ್ಥ ತೊಗೋಬೇಕಾದ್ರೆ ಗುಣ ಹುಡುಕ್ತಾರೆ, ಎರಡು ಪದಾರ್ಥ ಇರುತ್ತೆ, ಸ್ವಲ್ಪ ಬೆಲೆ ಜಾಸ್ತಿ ಇದೆ, ಯಾತಕ್ಕೆ ಬೆಲೆ ಅಂತ ಅಡ್ವಾಂಟೇಜ್ ಇದೆ ಅಂತ ಹೇಳ್ತಾರೆ. ಅದೇ ಕೊಡಿ, ಅಡ್ವಾಂಟೇಜ್ ಬರ್ತಾ ಹೋದಂತೆ ಬೆಲೆ ಜಾಸ್ತಿ ಆಗ್ತಾ ಹೋಗುದು, ಗುಣಗಳು ಜಾಸ್ತಿ ಆಗ್ತದೆ ಬೆಲೆ ಜಾಸ್ತಿ ಆಗುತ್ತೆ. ದೇವರಿಗೆ ಎಂಥ ಬೆಲೆ ಅಂದರೆ ಬೆಲೆ ಕಟ್ಟಕ್ಕೆ ಬರೋದಿಲ್ಲ. ರಮಾಯ ರಮಣತ್ವ ಗುಣ ಮಾಣಿಕ್ಯ ಮಂಡಲಂತದ್ದು, ದೇವರಲ್ಲಿ ಎಷ್ಟು ಗುಣಗಳಿವೆ ಅಂದರೆ ಗುಣಗಳೇ ಗುಣಗಳು, ಬೇರೆ ದಾರಿಯೇ ಇಲ್ಲ, ದೊಡ್ಡವರಾಗಿದ್ದಾರೆ ಪರಮಾತ್ಮ. ಇದನ್ನು ಅರ್ಥ ಮಾಡಿಕೊಂಡು ನಿಜವಾದ ಅರ್ಥದಲ್ಲಿ ದೇವರನ್ನು ನಾವು ಆರಾಧನೆ ಮಾಡಲಿಕ್ಕೆ ಸ್ಫೂರ್ತಿ ಕೂಡ ಭಾಗವಹಿಸೋಣ. ಅದರಲ್ಲಿ ವಿರೋಧ ಅನೇಕ ವಿರೋಧಗಳು, ನಮ್ಮ ಜನಕ್ಕೆ ವಿರೋಧ ಬಂದ ಶುರುವಾಗುತ್ತೆ. ಇವಿಷ್ಟೆಲ್ಲ ಹೇಳ್ತಾರೆ, ಅವರೇ ಹೇಳ್ತಾರಲ್ಲ, ಇದೇ ಪದ್ಧತಿ. ನೀವೇ ರಾಯರತ್ರ ಹೋದರೆ ಕೆಲಸ ಆಗುತ್ತೆ ಅಂತೀರಿ, ಬಾಬಾ 50 ಹತ್ರ ಹೋದ್ರೆ ಕೆಲಸ ಆಗುತ್ತೆ, ಈಗ ಬಾಬಾ ಹತ್ರ ಹೋದ್ರೆ ಕೆಲಸ ಆಗುತ್ತೆ, ನೋಡಿ ಇನ್ನೂ ಬೇಗ ಆಗುತ್ತೆ ಎಷ್ಟೋ ಜನಕ್ಕೆ. ಅದಕ್ಕೆ ಏನು ಮಾಡ್ತೀರಿ, ಉತ್ತರ ಇದೆ. ಅದೇ ರೀತಿಯಲ್ಲಿ ನೀವು ಕೆಲಸ ಆಗೋದಿಲ್ಲ, ನಿಮ್ಮಲ್ಲಿ ಹೇಳ್ತೀರಿ, ನಿಮ್ಮಲ್ಲಿ ಕೆಲಸ ಆಗಬೇಕು, ಅವರಿಗೆ ಎಲ್ರಿಗೂ ಫಲ ಆಗಿಲ್ವಲ್ಲ, ಉಪಯೋಗ ಏನು ಮಾಡ್ತೀವಿ ಹೇಗಿದೆ ಪ್ರಶ್ನೆ ಮಾಡೋದು. ಅಲ್ಲಿ ವೃತ್ತಿ ಅನನುಕೂಲ ದೋಷ ಪ್ರಸಂಗ, ಎಷ್ಟೋ ವಿರುದ್ಧ ಸ್ಥಿತಿಗಳಿವೆ, ಅದು ವಿರೋಧ ಬರುತ್ತಲ್ಲ ಅಂತ ಕೇಳಿದ್ರೆ ಇಲ್ಲ, ಅನ್ಯ ಸ್ಥಿತಿಯಾಗ ಕೋಶದೊಳ ಪ್ರಸಂಗ ಹಾಕಿ ಇನ್ನೊಂದು ಬೇರೆ ಸ್ಥಿತಿ ಇವೆ ಲೆಕ್ಕ ಹಾಕು. ಆ ಲೆಕ್ಕ ಹಾಕ್ಲಿಕ್ಕೆ ಹೋಗಬಾರದು. ಯಾವಾಗಲೂ ಕೂಡ ಇಲ್ಲಿ ಹೋದಾಗ ಕೆಲಸ ಆಯ್ತು, ಅಲ್ಲಿ ಹೋದಾಗ ಕೆಲಸ ಆಯ್ತು, ಇಲ್ಲಾಗಲಿಲ್ಲ ಅಲ್ಲೇ ಆಗಲಿಲ್ಲ, ಆಗಿದ್ದೇನೆ ಹೋಗಿದ್ದೇನೆ ಕೆಲವು ಇದಕ್ಕೆ ಮುಂದೆ ಏನಾಯ್ತು ಈಗ ಫೈಟಿಂಗ್ ಶುರುವಾಯ್ತು. ಆದ್ರೆ ಇದು ಕ್ರೈಟೀರಿಯಾ ಅಲ್ಲ ಅಂತ ಹೇಳಿದ್ರು. ಈ ಪವಾರಗಳಿಂದ ಸಿದ್ಧಿಯಿಂದ ಕ್ರೈಟೀರಿಯಾ ಮಾಡಕ್ಕೆ ಬರೋದಿಲ್ಲ. ಮತ್ತೆ ಯಾವುದರಿಂದ ಬರಬೇಕೀಗ? ಯಾವ ಸಿದ್ಧಿಗೆ? ಸಂಪೂರ್ಣ ಪ್ರಾಮಾಣ್ಯದ ಅದನ್ನು ಹೋಗ್ತೇವೆ. ಯಾವ ಸಿದ್ಧಿಗಿದೆ ಅಂದರೆ ವೇದಾನುಕೂಲವಾದಂಥ ಸ್ಥಿತಿಗಳಿಗೆ ಮಹತ್ವ ಇದೆ. ವೇದಾನುಕೂಲವಾದ ಸ್ಥಿತಿಗೆ ಮಹತ್ವ ಇದೆ. ಉದಾಹರಣೆ, ಎಲ್ಲ ಕಾಲದಾತ್ರ ಕೆಲಸ ಮಾಡಿದ ಟ್ರೈನಿಂಗ್ ತೊಗೊಂಡೆ ಕೆಲಸ ಸಿಗಲಿಲ್ಲ, ಮೆಡಿಕಲ್ ಒಂದೇ ಕೆಲಸ ಸಿಗಲಿಲ್ಲ, ಎಷ್ಟು ಡಿಫರೆನ್ಸ್ ಇದೆ? ಈಗ ಕಳ್ಳಂತರ ಕೆಲಸ ಸಿಗಲಿಲ್ಲ, ಕಳ್ಳಂತ ಓದಿ ತಿಳ್ಕೊಂಡು ಕೆಲಸ ಸಿಗೋದಿಲ್ಲ, ಅವ್ರು ಗಾಡಿಕೆ ಆಗ್ತಾರೆ. ಇಲ್ಲಿ ಹಾಗಲ್ಲ, ಇನ್ನೊಂದು ಕಡೆ ಕೆಲಸ ಸಿಗುತ್ತೆ, ಒಬ್ಬನಿಗೆ ಕೆಲಸ ಸಿಗಲಿಲ್ಲ, ಸರ್ ಕೆಲಸ ಸಿಗಲಿಲ್ಲ, ಅದು ಕೋರ್ಸ್ ತಪ್ಪಲ್ಲ, ಇವ್ರು ತಪ್ಪು, ನಮಗೆ ಅಧಿಕಾರಿಗಳು ಇರ್ತಾವಲ್ಲ ಇವರಲ್ಲಿ ದೋಷ ಇದೆ. ಅಲ್ಲ, ಸರ್ ಕೆಲಸ ಮಾಡಿ ಯಾರು ಮಾಡ್ತಾರೆ ಕೆಲಸ, ಹೋಗೋದು ಬಂದ್ಬಿಡ್ತಾರೆ. ಅದೇ ರೀತಿಯೇ ಇವತ್ತು ದೇವರಲ್ಲಿ ನಾವು ಯಾವ ಸ್ತುತಿಗಳನ್ನು ಆಧಾರವನ್ನು ಕೊಡ್ತೇವೆ ಅದಕ್ಕೆ ವೇದದ ಒಂದು ಬೆಂಬಲ ಇದೆ. ನಿಮಗೆ ಯಾವ ಬರಮೂ ಇಲ್ಲ, ಅದರಿಂದಾಗಿನೇ ನಿಮ್ಮ ಸ್ತುತಿಯ ವಿರೋಧ ಆಗ್ಬೋದು, ನಮ್ಮ ದೇವರ ಸರ್ವೋತ್ತಮತ್ವಕ್ಕೆ ಯಾವ ರೀತಿ ವಿರೋಧ ಮಾಡಕ್ಕೆ ಸಾಧ್ಯ ಇಲ್ಲ. ವೇದಗಳಿಂದ ಯಾಕೆ ಕೊಟ್ಟು ನಾವೀಗ ವೇದನೆ ಒಪ್ಪೋದಿಲ್ಲ ಅದಕ್ಕೆ. ಅದಕ್ಕೆ ಹೇಳ್ತಾರೆ, ನವಿರಕ್ಷಣ ಸ್ವಾದಸ್ಯ ತಥಾಸ್ತಂತೆ ಶಬ್ದ ಹೋಗುತ್ತೆ. ವೇದಗಳನ್ನು ನೀನು ಉಳಿದ ಗ್ರಂಥಗಳಂತೆ ನೋಡೋಕ್ಕೆ ಬರೋದಿಲ್ಲ ಅಂತ. ಯಾತಕ್ಕೆ ಅಂದರೆ ಬರೆಯಲ್ಪಟ್ಟಿಲ್ಲ, ಬರೆದ ಗ್ರಂಥ ಬೇರೆ, ಬರೀದೇ ಇರೋ ಗ್ರಂಥ ಬೇರೆ. ಆದ್ದರಿಂದ ಯಾವುದೇ ಒಂದು ಗ್ರಂಥದಲ್ಲಿ ದೋಷ ಹುಡುಕಬೇಕಾದ್ರೆ ಪುರುಷ ಬರೆದಿದ್ದರೆ ಅವನು ದೋಷ ಬಂದಿರುತ್ತದೆ. ಪುರುಷನೇ ಬರೆದಿಲ್ಲ ಅಂದಮೇಲೆ ಆ ದೋಷ ಪ್ರಸಂಗನೇ ಇಲ್ಲ, ಅದರಿಂದ ಹೊರತರುತ್ತದೆ. ನಮ್ಮನ್ನು ಪದ್ಧತಿ ಇದೆ, ಯಾವುದಾದ್ರೂ ಪಾತ್ರೆಯಲ್ಲಿ ಏನಾದರೂ ತಂದುಕೊಟ್ರೆ ಪಾತ್ರೆ ದೋಷ ಸೇರಿರ್ಬೋದು ಅಥವಾ ಹಾಕೋ ದೋಷ ಸೇರಿರ್ಬೋದು. ಅದಕ್ಕೇನೆ ಡೈರೆಕ್ಟ್ ಬಂದರೆ ಮಳೆನೇ ಹೇಳ್ತಾರೆ, ಮಳೆ ನೀರು ಭಾರಿ ಪ್ಯೂರೆಸ್ಟ್ ವಾಟರ್ ಅಂತ ಹೇಳ್ತಾರೆ. ನೆಲ ಬಿಸಿಲಲ್ಲ ಮತ್ತೆ ಬೀಳೋದಕ್ಕಿಂತ ಮುಂಚೆ ಇರುತ್ತಲ್ಲ ಅದು ಪ್ಯೂರೆಸ್ಟ್ ವಾಟರ್ ಅಂದರೆ ಯಾವ ಡಿಸ್ಟಿಲ್ಡ್ ವಾಟರ್ ಅಷ್ಟು ಪ್ಯೂರ್ ಅಲ್ಲ, ಅಷ್ಟು ಪ್ಯೂರ್ ಮಳೆ ನೀರು ನೆಲದ ಬಿದ್ದಮೇಲೆ ಆ ದೋಷ ಸೇರ್ಕೋಬೇಕು. ಅದಕ್ಕೆ ವಾಕ್ಯ ಶುದ್ಧ, ಆ ಪ್ರಯೋಗ ಮಾಡ್ತಾನಲ್ಲ ವ್ಯಕ್ತಿ ಅವರ ದೋಷದಿಂದ ಕೆಟ್ಟಿರುತ್ತೆ. ವೇದಗಳಲ್ಲಿ ಯಾರೂ ಬರಲಿಲ್ಲ ಅದರಿಂದ ಅವು ಸಿದ್ಧವಾಗಿದೆ ಅಂತ ಹೇಳಿ. ಅದಕ್ಕೆ ಎಷ್ಟೊಂದು ಏನು ಮಾಡ್ತಾರೆ ಗೊತ್ತಾ, ಹಸುವಿನ ಹಾಲತ್ತು ಮನೆಗೆ ಹಸುತ್ತಂತ ಒಂದು ಮಾತು ತಗೋತಿದ್ದೆ, ಅಲ್ಲೇ ಸೇರ್ಕೊಂಡ್ಬಿಡ್ತಾನೆ ನಾನು ಮನೆ ಮುಂದೆ ಹಸುತ್ತಂದು ಕರಿಬೇಕು ಅಂತ ಹೇಳ್ತಾರೆ. ಅವ್ರು ಕರೀತಾರೆ ಎಷ್ಟು ಗುಜ್ಜು ಮೊದಲೇ ದೇರಾಗಿ ಕೊಟ್ಟಿರ್ತಾರೆ, ಆ ರೀತಿ ಕರೀತಾರೆ. ಅದರಿಂದ ಮೋಸಾದ್ರೆ ಮಿತಿಗಳೇ ಇಲ್ಲ, ಕರೆಯುವುದಕ್ಕೂ ಮೋಸಕ್ಕೂ ಸಂಬಂಧ ಇದೆ. ಈ ಮೋಸ ಅನೇಕರಿಗೆ ಗೊತ್ತಿಲ್ಲ, ಈ ಮೋಸ ಈ ಜನಗಳಿಂದ ಶುರುವಾಗಲಿಲ್ಲ, ಮತಾಚಾರದಿಂದ ಶುರುವಾಗುತ್ತೆ. ಮತಾಚಾರ ನಾವು ಶುರುವಾಗಿದ್ದು ಹುಡುಗರಲ್ಲ ಶುರುವಾಗುತ್ತಾರೆ, ಟಾಪ್ ಟು ಬಾಟಮ್ ಬಂದರಲ್ಲ ಹಾಕಿ ಬೇರಿಂದ ಯಾವ ಜ್ಞಾನ ಪ್ರಪಂಚ ಕಲುಷಿತವಾದ ಮೇಲೆ ಹುಡುಗ ಪ್ರಪಂಚ ಕಲುಷಿತವರು. ಇವತ್ತು ಎಜುಕೇಷನ್ ಸಿಸ್ಟಮ್ ಕೆಟ್ಟವರು, ಹುಡುಗಲ್ಲ ಸಿಸ್ಟಮ್ ಕೆಟ್ಟವರು, ಫೌಂಡೇಶನ್ ಅದೇ. ಇವತ್ತು ಮತಾಚಾರ ಮಾಡಿದ ಹಾವಳಿಯಿಂದಾಗಿ ಈ ಕಲಬೆರಿಕೆ ವ್ಯವಹಾರ ಶುರು ಮಾಡಿ ಕೊನೆಗೆ ವಿಷ ಆಗಲೇ ಶುರು ಮಾಡಿದ್ರು. ಬಹುಶಃ ಹಾಲಿಗೆ ನೀರು ಗಿರ್ತಿರ್ತದಲ್ಲ, ವಿಷನೇ ಹಾಕಿಬಿಟ್ರೆ ಹಾಕ ಈ ಮಾಡಿದಾಗ ಕೂಡ ಕಾಲ್ ಮಾಡಿದ್ರೆ ಯಾರು ನಂಬೋದಿಲ್ಲ. ಅವರ ಕೆಲಸ ಮಾಡಿ ದುರ್ಮತಗಳೆಲ್ಲ ಮಾಡಿದ ಕೆಲಸ ಆದರೆ ಮಿಥ್ಯಾಚಾರವನ್ನು ಕೊಟ್ಟು, ಯಾಕಂದ್ರೆ ಸಿಕ್ಕಿದ್ದವರ ಹತ್ರ ಹಾಲು ಸಿಕ್ತಿದ್ದಿಲ್ಲ. ವೇದವ್ಯಾಸರು ಯಾತಕ್ಕೆ ಶುದ್ಧ ಹಾಲು ಕೊಟ್ಟರು ಅಂದರೆ ಅದು ಕ್ಷೀರಸಾಗರ ಚಾಯಿ ಅವರು ಶುದ್ಧ ಹಾಲು ಕೊಟ್ಟರು. ಈ ಕಲಿಯಾಗಕ್ಕೆ ವಿಷ ಕೊಟ್ಟ ಅಂದರೆ ಅವ್ರು ಹಾಲಾಲಕ್ಕೆ ಅಭಿಮಾನ ಬೇಕು, ಅವರು ಅವ್ರಿಗೆ ಸಿಗೋದು ವಿಷ, ಇದರಲ್ಲಿ ಸಿಗೋದು ಹಾಲು. ಅದಕ್ಕೆ ವೇದವ್ಯಾಸರು ದುಗ್ಧಂ ಗೀತಾಮೃತಂ ಹಾಲು ಕೊಟ್ಟರು, ಅವ್ರು ಹಾಲ ಹಾಲ ಕೊಟ್ಟರು, ಇಷ್ಟೇ ವ್ಯತ್ಯಾಸ. ಅದರಲ್ಲಿ ಹಾಕ್ತಾರೆ ಅಷ್ಟೇ, ಬೇರೆ ಹಾಕೋದಿಲ್ಲ. ಮತ್ತು ಬೇರೆ ಅರಬ್ ಕಂಟ್ರಿಯೊಳಗೆ ಪೆಟ್ರೋಲ್ ಯಾವುದು ಸೇರ್ತದಿಲ್ಲ, ಯಾಕೆಂದ್ರೆ ಪೆಟ್ರೋಲ್ ಸಿಗೋದು ಜಾಸ್ತಿ, ಅವರು ನೀರು ಸಿಗೋದು ಕಷ್ಟ, ಅವರಿಗೆ ಪೆಟ್ರೋಲ್ ಸಿಗೋದು ಸುಲಭ. ನಮಗೆ ನೀರು ಸಿಗುತ್ತೆ, ಪೆಟ್ರೋಲ್ ಸಿಗೋದಿಲ್ಲ, ಉಲ್ಟಾ ಪಡ್ತಾ ಇದೆ. ಆ ರೀತಿಯಲ್ಲಿ ಯಾರು ಯಾವ ಸಿಗುತ್ತೋ ಅದನ್ನು ಮಿಸ್ ಮಾಡಿರ್ತಾರೆ. ಆದ್ದರಿಂದ ಅವನು ಕಲಿ ಹಾಲಾಹಾರವನ್ನು ಮಿಸ್ ಮಾಡಿದ್ದಕ್ಕೆ ಕಲಿಯುಗದಲ್ಲಿ ಜ್ಞಾನವೆಲ್ಲ ಕೆಟ್ಟದು. ವಿಜ್ಞಾನ ಭಾವನಾತಿ ಕಾಲ ಬಾರಿಯೇ ಆಗಿದೆ, ಅಲ್ಲಿ ಬೇರೆ ಕಡೆ ಒಂದು ಹಾಳಾಗ್ತಾ ಇದೆ, ಅದು ಸರಿಯಲ್ಲ. ಅದು ವೇದಗಳ ಮಹತ್ವ ಹೇಳ್ತಾರೆ, ಭಾರಿ ತುಂಬ ದೊಡ್ಡ ಅಧಿಕರಣ ಬ್ರಹ್ಮಸೂತ್ರ ಅನ್ಯಾಖ್ಯಾತಗಳು ಸಿಕ್ಕಾಬಟ್ಟಿ ಬೆಳೀತಾರೆ, ನಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಅದು ಅರ್ಥ ಆಗುತ್ತೆ ವಿಷ್ಣುರತ್ನೇ ಓದಿದ್ರು, ಅವ ಭಕ್ತಾಗ ಅರ್ಥ ಆಗಿದೆ. ವಿಷ್ಣುರತ್ನರೇ ಸರಿಯಾಗಿ ಓದಿದವರಿಗೆ ಅದಕ್ಕೆ ಆಚಾರವನ್ನು ಬರೆದಿದ್ದರು. ಕಷ್ಟ ಓದಕ್ಕೆ ಹೋದರೆ ಕಷ್ಟ ಅಂತೇಳಿ ಪ್ರಕರಣ ಬರೆದು ಅಲ್ಲಿ ತಯಾರು ಮಾಡ್ತಾರೆ ಆಚಾರ್ಯ. ಪ್ರಕರಣ ಇಲ್ಲಿ ಬರೆದು ಅನುವ್ಯಾಖ್ಯಾನದಲ್ಲಿ ಆಳವಾಗಿ ಅಲ್ಲಿ ಹೇಳ್ತಾರೆ, ಇಲ್ಲಿ ಪ್ರವೇಶ ದೃಷ್ಟಿಯಲ್ಲಿ ಹೇಳ್ತಾರೆ. ಓದೋರಿಗೆ ಆಳ ಇದೆ ಅಂತ ಗೊತ್ತಾಗುತ್ತೆ, ಮತ್ತೆ ಬಾಲಸಂಗಮಕ್ಕೆ ಓದೋ ಇರೋದು ವಿಷಯ. ಅಂದರೆ ವಿಷ್ಣುರತ್ನರೇ ಆಳ ಗೊತ್ತಾಗೋದು ಅನುವ್ಯಾಖ್ಯಾನ ಓದಿದ್ದೆ. ಅಷ್ಟು ಡೀಪ ನೈವೇದ್ಯಗಳನ್ನು ಅರ್ಥ ಮಾಡಿಬಿಟ್ಟು ವೇದಗಳಲ್ಲಿ ಯಾವ ರೀತಿಯ ದೋಷ ಇಲ್ಲ ಕೊನೆ ಹೇಳ್ತಾರೆ. ಮತ್ತೆ ಫಲ ಸಿಗೋದಿಲ್ಲವಲ್ಲ ಅಂತ ಪ್ರಶ್ನೆ ಬರುತ್ತೆ. ಕೆಲವು ಫಲ ಇವತ್ತು ಸಮಾರೋಹ ಮಾಡ್ತಾನೆ, ಫಲ ಸಿಗೋದಿಲ್ಲ, 190 ಪಾಲ್ಗಳನ್ನ ಸಿಗೋದಿಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಸಮಾನ ಸಿಗೋದಿಲ್ಲ, ಯಾತಕ್ಕೆ ಅಂತ ಕೇಳಿದರೆ ಹೇಳ್ತಾರೆ, ದೃಶ್ಯತೆ ಇದೆ, ಅಧಿಕಾರ ಇರಬೇಕು, ಅರ್ಹತೆ ಇರಬೇಕು, ಅರ್ಹತೆ ಇದ್ದು ಮಾಡಿ ಸಿಕ್ಕೇ ಸಿಗುತ್ತೆ ಅಂತ. ಬೆಳಿಗ್ಗೆ ಮುಂದೆ ಸಮಾನಕ್ಕಿಂತ ಮುಂದೆ ಸಿಗದೆ ತಿಂದು ಬಿಟ್ಟಿದ್ದಾನೆ ಬೆಳಿಗ್ಗೆ ಎಷ್ಟು ಕಷ್ಟ. ಕಾಫಿ ಕೊಡ್ತಿರ್ತಾರೆ, ಸಿಟಿ ಧ್ವಜಾನುಸಾರ ಮಾಡಿರೋದಿಲ್ಲ. ಯೂನಿಯನ್ ಪವರ್ ಮಾಡ್ತಾನೆ ಬರ್ತೀನಿ, ಅದಕ್ಕೆ ಅಧಿಕಾರ ಅವನಿಗಿಲ್ಲ ಅಂತ ಫಲ ಕೊಟ್ಟಿಲ್ಲ. ಅಧಿಕಾರ ಇದ್ದವರಿಗೆ ಫಲ ಕೊಡುತ್ತೆ. ಇದಕ್ಕೆ ಅವರೇ ದುಃಖ ಅಂತಾರೆ. ಗೋಪದಿತ್ಯರಂತೆ ಯಾರಕ್ಕೆ ಕಡೆ ಹೋಗಿದ್ದಾಗ ಅವನು ಹೇಳಿದ, ಒಬ್ಬ ಗೌಡ ಶೂದ್ರ ವಿಶಾಲಪತಿ ಅಂತ ಕರೆದಿದ್ದು, ವಿಶಾಲಪತಿ ಅಂದ್ರೆ ಗೌಡ ಅಂತ ಇನ್ನೇನಲ್ಲ. ಅವನೇನು ಮಾಡಿದ, ಸವೇದಗಳ ಅಪ್ರಮಾಣ ಯಾತಕ್ಕೆ, ನಾವು ವೇದ ಮಂತ್ರ ಹೇಳ್ತಿದ್ದೇನೆ, ಯಾವ ಔಷಧಿಯನ್ನು ಸುತ್ತ ಹೇಳ್ತಿದ್ದೇನೆ, ಆ ಹೇಳಿದ್ರೆ ಅಂತರ ಹೊಡಿಬೇಕು, ಎಷ್ಟು ಏನು ಆಗ್ತಾ ಇಲ್ಲ, ವೇದ ಮಂತ್ರ ಅಪ್ರಮಾಣ ಅಂತ ಹೇಳಿ ಹುಡುಗರ ವಾಕ್ಯಾರ್ಥ ಮಾಡಿದ್ರೆ ಅವ್ರು ಉತ್ತರ ಕೊಡಲಿಕ್ಕೆ ಯಾರಿಗೂ ಬಂದಿದ್ದಿಲ್ಲ. ಆಚಾರ್ಯ ಹೌದು ಕಷ್ಟ ಹೇಳಿದ್ರು, ವಾಕ್ಯಾರ್ಥ ಅರ್ಥ ಆಗಿದೆ ಅಂತ ಗೊತ್ತಿತ್ತು. ಆಚಾರ್ಯ ಸರ್ವಜ್ಞರು ಕೊಡು ಅಂತ ಹೇಳಿದ್ರು, ಕರಕಮಲೇನ ಕೈಯಿಂದ ಕರಕಮಲ ಅಂತ ಕರೆದಿದ್ದ, ಕೈಯಿಂದ ತಗೊಂಡ್ರಂತೆ ಆ ತಕ್ಕ ಅದು ಸುತ್ತ ಹೇಳಿದ್ರಂತೆ. ಎಷ್ಟೊಂದು 15 ಕೂಡ ಇಲ್ಲ, ಭಾರಿ ಚಿಕ್ಕ ಸುತ್ತ ಅದು. ಹೇಳೋ ಹೊತ್ತಿಗೆ ಅಂಕುರ ಹೊಡೆದ್ರೆ ಸಾಕಾಗಿತ್ತು, ಅಂಕುರ ಬರಲಿಲ್ಲ, ಇಡೀ ಗಿಡ ಬೆಳೆದು ಮುದ್ಗ ಬೀಜ ಅಂತ ಕರೀತಾರೆ ಭಾವ ಪ್ರಕಾಶ ದೇವರು. ಹೆಸರು ಕಾಳು, ಒಂದು ಹೆಸರು ಕಾಳು ಹಿಡ್ಕೊಂಡ್ರೆ ಹೆಸರು ಗಿಡ ಬೆಳೆದು ಸಾವಿರಾರು ಕಾಳು ಮಾಡಿ ಕೊಟ್ಟರು ಒಂದು 2 ನಿಮಿಷದೊಳಗೆ ಅಂತ ಆಚಾರ್ಯ. ಅದು ವೇದ ಪ್ರಾಮಾಣ್ಯವನ್ನು ಸ್ವತಃ ತೋರಿಸಿಕೊಟ್ಟವರು ಮಧ್ವಾಚಾರ್ಯ. ಈ ರೀತಿ ಯಾರು ತೋರಿಸ್ಕೊಂಡು ಸಾಧ್ಯ ಇದೆ ಯೋಚನೆ ಮಾಡಿ. ಸಿದ್ಧಿ ಆ ರೀತಿ ಇದ್ದಾಗ ನಂಬಲೇಬೇಕಾಗಿ, ಈಗ ಸಿದ್ಧಾಗಿರ ಕರೆಂಟ್ ಬಂದರೆ ಎಲ್ಲರೂ ಕರೆಂಟ್ ಹಾಕ್ಬೇಕಾರೆ, ಸಿದ್ಧ ಎಲ್ಲರಿಗೆ ಸಾಧ್ಯ ಕರೆಂಟ್ ಹಾಕ್ತಾರೆ ಒಬ್ಬ ಪರಿಸರ ಇದೆ. ಯಾಕೆ ಆಚಾರ ಅಡಿಗಾದ್ರೂ ಕೂಡ ಲಕ್ಷಾಂತರ ಖರ್ಚು ಮಾಡಿ ಆ ಉದ್ಯೋಗ ಕೊಡಬೇಕು ನನಗೆ. ಅದೇ ಪ್ರಾಗ್ಮ್ಯಾಟಿಕ್ ವ್ಯಾಲ್ಯೂ ಅಂದರೆ ದೃಶ್ಯತೆ ಅಂದ್ರೆ ಒಂದೇ, ಪ್ರಾಗ್ಮ್ಯಾಟಿಕ್ ವ್ಯಾಲ್ಯೂ ಇದೆ ಅಂದ್ರೆ ಒಂದೇ, ವೇದಗಳಿಗೆ ಅಂತ ಶಕ್ತಿ ಇದೆ ಅಂತ ಹೇಳ್ತಾ ವೇದದಲ್ಲಿ ಏನಾದ್ರೂ ವಿರೋಧ ಬರುತ್ತೆ ಶುರು ಮಾಡಲ್ಲ. ಮೊನ್ನೆ ಮಾತಾಡ್ತು ಅಂತ ಹೇಳ್ತಾರೆ, ವೇದ ಒಪ್ಲಕ್ಕಾಗುತ್ತೆ ಅಂತ ಶುರು ಮಾಡಿ ಮೊನ್ನೆ ಮಾತಾಡೋದು ಎಲ್ಲಾದ್ರೂ ಕೂಡ ಹೇಳ್ತಾರೆ ಅಂತ. ಮೊನ್ನೆ ಮಾತಾಡಿದ್ರಿಂದ ಮೊನ್ನೆ ಅಭಿಮಾನ ದೇವತೆ ಮಾತಾಡಿದ್ರು ಈ ಮಾತು ನಾನು ನಿತ್ಯವೂ ಅಂದ್ರೆ ಉಪಯೋಗಿಸ್ತೇನೆ. ಈ ಮಾತು ಉಪಯೋಗ ವೇದ ಉಪಯೋಗಿಸೋದಲ್ಲ, ನಾವು ಉಪಯೋಗಿಸ್ತೇವೆ. ನಾವು ಸೇರಿಸ್ತೀಕ್ ಸಮಿತ ಸೇರಿಸ್ತೀಕ್ ನಾವು ಸಭೆಗಳಲ್ಲಿ ನಾವು ಸೇರಿಸ್ತೀಕ್ ಸೇನಾದ್ರೂ ಮಾತಾಡಿದ ಒಬ್ಬರು ಕೂಡ ಎಲ್ಲ ಇದ್ರೂ ಬರ್ತೀವಿ. ಸೇರ್ಮನ್ ಸ್ಪೀಕ್ ಅಂತ ಅರ್ಥ, ಸೇರ್ ಅಂದ್ರೆ ಚೇರ್ಮನ್ ಅಂತ, ವಿತ್ತು ಪರಿಮಿಷಣಾರ್ಥಿ ಸೇರ್ ಅಂತ, ವಿತ್ತು ಪರಿಮಿಷಣಾರ್ಥಿ ಚೇರ್ಮನ್ ಅಂತ. ವಿಭಾಗ ಕಾರ್ ಬಂತು ಕಾರ್ ಬರ್ಬೋದು, ಬರೀ ಕಾರ್ ಬಂದ್ರೆ ಯಾರು ಹೊರಗಿಡ್ತೀನಿ ಎಲ್ಲ ಕೂಡ. ಕಾರ್ ಬಂತು ಅಂದ್ರೆ ಯಾರು ಬರ್ಬೇಕು ಅವ್ರು ಬಂದು ಅಂತ ಅರ್ಥ. ಯಾಕೆ ಹೇಳ್ತಾರೆ ಅಂದ್ರೆ ಶಬ್ದಗಳು ಉಳಿಯುತ್ತಾರೆ, ಕಾರ್ಮಿಕ ಬಂದರು ಶುದ್ಧ ಶಬ್ದ ಆಗುತ್ತೆ. ಆ ರೀತಿ ಹೇಳೋದಿಲ್ಲ, ಎಕಾನಮಿ ಮಾಡ್ತಾ ಮಾಡ್ತಾ ಹೋದಂತೆ ಶಬ್ದ ಸಿಕ್ಕದಾಗಿದೆ. ಅದು ಶಬ್ದಗಳು ರೀತಿ ಇರೋದೇ ಹಾಕಿ. ಅದಕ್ಕೆ ವೇದಗಳು ಎಷ್ಟು ಸರಿಯಾಗಿ ಹೇಳಿದ್ರು ಗೊತ್ತಾ, ಸಬ್ಬೆಗಳು ತಿಳ್ಕೊಂಡಿದ್ದು ಭಾರಿ ಸರಿಯಾಗಿ ಹೇಳಿದೆ, ಮೃತಭಿಮಾನಿ ದೇವತಾ ಅದರಲ್ಲಿ ಅಂತ. ಅದೇ ರೀತಿ ಎಲ್ಲೆಲ್ಲಿ ವೇದಗಳಿಂದ ಮಾತು ಬರುತ್ತೋ ಆ ಸೂತ್ರ ಅಂದ್ರೆ ಅದೇ ತಾರವತ್ ಬಿಸೋ ಮುಖಂ ಇಂಥ ಪ್ರಸಂಗ ಎಲ್ಲಿ ಬಂದರೂ ಕೂಡ ಈಗ ಅರ್ಥ ಮಾಡ್ಕೊಂಡ್ಬಿಡಿ ಅಂತ ಅರ್ಥ. ಒಂದೊಂದಕ್ಕೂ ಮತ್ತೆ ಹೇಳಬೇಕಾಗಿಲ್ಲ. ಈ ರೀತಿ ಬಂದ ಮೇಲೆ ಸಮಸ್ತ ವೇದಾರ್ಥ ತಿಳ್ಕೊಂಡ್ಬಿಡುತ್ತೆ. ಗ್ರಾಮಾಣ ಕ್ಲವಂತೆ ಅಂತ ಬಂತು, ಏನೇನೋ ಬಂತು, ಅದೆಲ್ಲ ಇದೇ ಅರ್ಥ. ಮುಂದೆ ವೇದಗಳು ಇನ್ನೇನೇ ಹೇಳುತ್ತೆ ಶುರು ಮಾಡಿದ, ಏನು ಹೇಳೋದಿಲ್ಲ, ಎಲ್ಲ ಸಮನ್ವಯ ಸಮನ್ವಯ ಮಾಡಬೇಕು ಅಂತ ಅಲ್ಲಿ ಹೇಳಿದ್ರು, ಹೇಗೆ ಮಾಡಬೇಕು ಅಂತ ಇಲ್ಲಿ ತೋರಿಸ್ತಾರೆ. ಮೊದಲನೇದರಲ್ಲಿ ಗುಣಪೂರ್ಣಕ್ಕೆ ಸಂಬಂಧ ಮಾಡಿ ತೋರಿಸ್ತದೆ, ಇಲ್ಲಿ ದೋಷ ದೂರಕ್ಕೂ ಹೇಗೆ ಸಮನ್ವಯ ಮಾಡಿದ್ರು ತೋರಿಸ್ತಾ ತೋರಿಸ್ತಾ ಹೋಗ್ತಾರೆ. ಅದು ಬಹಳ ಸಾರಸ್ಯ. ಆ ರೀತಿ ನಮಗೆ ಟ್ರೈನ್ ಅಪ್ ಮಾಡ್ತು ಅಂತ ಕೇಳಿದರೆ ಜೀವನದಲ್ಲಿ ಯಾವ ಶಾಸ್ತ್ರ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳೋ ಒಂದು ಹೊಸ ದೃಷ್ಟಿಕೋನ ಕೊಡ್ತಾರೆ ಜನ ಜಾಸ್ತಿ. ಆದರೆ ಓದ ಅಭ್ಯಾಸ ಜನಗಳಿಗೆ ಇಲ್ಲ, ಹಾಗಾಗಿರ್ತದಂತೆ ತಪ್ಪು. ಮುಂದೆ ಎರಡನೇ ಪಾದಕ್ಕೆ ಇದು ಮತ್ತೆ ಯುಕ್ತಿ ಪಾದ ಇದೆ. ಎರಡನೇದು ಮುಖ್ಯವಾಗಿ ಆ ಸಮಯ ಪಾದ ಅಂತ ಇದೆ. ಸಮಯ ಪಾದಗಳು ಅಂದರೆ ಎಷ್ಟೋ ಮತಗಳಿವೆ ಸ್ವಾಮಿ, ನಿಮ್ಮ ಮತ ಏನು ಬಹಳ ದೊಡ್ಡದು, ಇವತ್ತು ನಮ್ಮ ಜನ ಹಾಗೆ ತಾನೇ ಕೇಳೋದು. ಅವರು ಕೇಳಿದರು ಎಷ್ಟೋ ಮತಗಳಿದೆ, ವ್ಯಾಸ ಮತ ಯಾವುದಕ್ಕೆ ದೊಡ್ಡದು ಅಂತ ಕೇಳಿದರು. ಇವತ್ತು ಎಷ್ಟೋ ಮತಗಳಿದೆ, ಮಧ್ವ ಮತ ಯಾವುದಕ್ಕೆ ದೊಡ್ಡದು ಅಂತ ಕೇಳ್ತಾರೆ. ಇಷ್ಟೇ ವ್ಯತ್ಯಾಸ. ವ್ಯಾಸ ಮತ ಯಾವುದಕ್ಕೆ ದೊಡ್ಡದು ಅಂತ ಅಲ್ಲಿ ಹೇಳ್ತಾರೆ, ಅದನ್ನು ಹೇಳಿದ್ದಕ್ಕೆ ಮಧ್ವ ಮತ ದೊಡ್ಡದು ಅಂತ ಹೇಳ್ಕೊಂಡ್ರೆ ಮುಗಿದ್ರು. ವ್ಯಾಸ ಮತ ದೊಡ್ಡದು ಅಲ್ಲ ಸ್ವಾಮಿ, ಚಾರ್ವಾಕರು ಇಲ್ಲವೇನೋ, ಅವ್ರ ಮತ ಯಾಕೆ ಹಿಡ್ಕೋಬಾರದು ಅದಕ್ಕೆ ಹೇಳ್ತಾರೆ. ಅಥವಾ ಅರ್ಥ ಭಾವ ಚಾರ್ವಾಕ ಮತ ಇಟ್ಕೊಂಡು ಏನು ಮಾಡ್ತೀನಿ ಅಂತ ಕೇಳ್ತಾರೆ. ಚಾರ್ವಾಕ ಮತದನ್ನು ಇಟ್ಕೊಂಡಿದ್ದೀಯ, ಏನು ಮಾಡ್ತೀನಿ ನೀನು? ಅವ್ನು ಹೇಳೋದೇನು ಗೊತ್ತಾ, ಮೇಲ್ನೋಟಕ್ಕೆ ಚಾರ್ವಾಕ ಮತ ಬಹಳ ವಿಚಿತ್ರ ಮತ ಸುಖವಾಗಿದ್ದೀವಿ. ಇವನು ಬರ್ತೇವೆ ಹೆಚ್ಚುಗಳು ಚಾರ್ವಾಕ ಸುಖವಾಗಿದ್ದೀವಿ ಅಂತ ಹೇಳ್ತಾರೆ. ಏನು ಬೇಕಾದ್ರೆ ಮಾಡ್ಕೊಂಡು ದೃಢಂತೃಪ್ತ ಹಿತಂತಿದೆ, ಎಂಜಾಯ್ ಮಾಡಿ ಅಂತೆ. ದುಡ್ಡಿಂದ ಸಾಲ ಮಾಡಿ, ಸಾಲ ಕೇಳಕ್ಕೆ ಬಂದರೆ ಇನ್ನು ಇನ್ನೊಂದು ಸಾಲ ಮಾಡಿ ಕೊಡಿ ಅಂತ ನೀವು ದುಡಿಬೇಡಿ, ಮತ್ತೆ ಕೊಡ್ತಾ ಹೋಗಿ ಹಾಗೆ ಸತ್ತ ಮೇಲೆ ಹೊಟ್ಟೆ ಹೊಡ್ಕೋತ ನಿಮಗೆ ಯಾಕೆ ಯೋಚನೆ ಇದ್ದೀರಿ? ಭಕ್ತಿಭೂತಷ್ಟೇ ದೇಹಕ್ಕೆ ಪುನರಾಗಮನ ಸ್ವತಃ. ಇವತ್ತು ಜನ ಬರುತ್ತಿರೋದೆ ಹಾಗೆ, ಇವತ್ತು ಚಾರ್ವಾಕ ಬತ್ತೊಂದು ರೀತಿಯಲ್ಲಿ ಬಂದುಬಿಟ್ಟಿದ್ದಾರೆ ಈಗ ಹಾಗೆ. ಇವತ್ತು ಯಾರು ಬೇಕಾದ್ರೆ ಕೇಳಿ, ಹಣ 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 ಸುಖ ಸುಖ ಸುಖ. ಇವತ್ತು ಎಷ್ಟು ಕೆಟ್ಟೋಗಿದ್ದ ಸಮಾಜ ಅಂತ ಜನ ಗೊತ್ತಿಲ್ಲ, ನಿಮ್ಗೆ ಗಾಬರಿ ಆಗಿಬಿಡುತ್ತೆ. ಈ ಮದುವೆಗಳಂತೂ ಹಾಳಾಗಿ ಹೋಗ್ಬಿಟ್ಟಿದೆ. ಜಾತ್ಯಂತರ ಮದುವೆ ಆಯಿತು, ವಿವಾಹ ಆಯಿತು ಈಗಾಗಲೇ, ಆಮೇಲೆ ಮತ್ತೆ ಪುನರ್ವಿವಾಹ ಆಯಿತು, ಮತ್ತೆ ಎಲ್ಲ ವಿವಾಹಗಳು, ಜಾತ್ಯಂತರ ವಿವಾಹ, ಪುನರ್ವಿವಾಹ, ವಿವಾಹ ವಿವಾಹನೇ ಇಲ್ಲ ಆ ಕಾಲ ಬಂದಿದೆ ಈಗಾಗಲೇ. ಈ ಬಾಂಬೆ ಡೆಲ್ಲಿಗಳಲ್ಲೆಲ್ಲ ಕೂಡ ವಿವಾಹನೇ ಬೇಡ ಅಂತ ಹೇಳಿ ಜೊತೆ ಸಾಕಾಗಿರೋದು ಹೋಗ್ಬಿಡೋದಷ್ಟೇ. ಮತ್ತೆ ತಮಾಷೆ ಗೊತ್ತಾ, ಕೋರ್ಟ್ ಒಪ್ಕೊಂಡಿದೆ ಅದು, ಕೋರ್ಟಲ್ಲಿ ಹೋಗಿ ಆಗಿರ್ಬೋದು ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಕೋರ್ಟ್ ಒಪ್ಕೊಂಡ್ಬಿಟ್ಟಿದೆ ಇರ್ಬೋದು. ಏನ್ ಮಾಡ್ಬೇಕು ಜನ ಯೋಚನೆ ಮಾಡಿ? ಇಷ್ಟು ವಿವಾಹದ ಕಟ್ಟುಪಾಡಿದ್ದೇ ಜನ ದಾರಿ ತಪ್ಪಿರ್ಬೇಕಾದ್ರೆ ಇವಾಗ ಶುದ್ಧ ವರ್ಣ ನೋಡೋದೇ ಕಷ್ಟ ಆಗುತ್ತೆ. ಸ್ವಲ್ಪ ದಿವಸಕ್ಕೆ ನಾವು ಸ್ವಲ್ಪ ಈಗಾಗಲೇ ನೋಡೋದು ಕಷ್ಟ ಆಗಿದೆ, ಇನ್ನು ಮುಂದೆ ಬಹಳ ಕಷ್ಟ ಆಗೋ ಕಾಲ ಬರುತ್ತೆ. ಅದನ್ನ ಮರ್ತಿದ್ದೇವೆ. ಬಹಳ ಗಂಭೀರ ಯೋಚನೆ ಮಾಡಬೇಕು. ಚಾರ್ವಾಕ ಮತ ಅರ್ಥಾಭಾವ ಅಂತ ಹೇಳಿ, ಇಲ್ಲೂ ಅರ್ಥ ಅಂತಕ್ಕಂಥ ದುಡ್ಡು ಇಲ್ಲ ಅಂತ ಒಂದರ್ಥ, ಪ್ರಯೋಜನ ಇಲ್ಲ ಅದು. ಇದು ಏನು ಇಷ್ಟಾರೆ, ಏನಪ್ಪ ಪ್ರಯೋಜನ ಬಂತು ನಿಮಗೆ ಈಗ? ಏನು ಪ್ರಯೋಜನ ಇಲ್ಲ. ಜನ ಬುದ್ಧಿವಂತ ಜನ ಜಯಂತ ಜಾತಿ ಹೋಗಲಿ ಜಾತಿ ಹೋಗಲಿ ಅಂತಾರೆ, ಗೊತ್ತಿಲ್ಲ ಜನಗಳಿಗೆ. ಯಾವಾಗ ಜಾತಿ ಜಾತಿಗಳಲ್ಲಿ ಜಾತ್ಯಂತರ ವಿವಾಹವಾಗ್ತದೋ ಅಲ್ಲಿ ಬುದ್ಧಿವಂತಿಗೆ ಜಾಸ್ತಿ ಬರ್ತದೆ ನೆನಪಿರಲಿ, ಬುದ್ಧಿವಂತಿಗೆ ಜಾಸ್ತಿ ಬರುತ್ತದೆ. ಬಟ್ ಅದು ಪರ್ವರ್ಟೆಡ್ ಆಗಿರ್ತದೆ ನೆನಪಿರೋದು. ಲಾಡನ್ನಂತ ಹೋಗ್ತಾರೆ ಅವ್ರು ಬೇರೆಯವ್ರು ಹುಟ್ಟೋದಿಲ್ಲ. ಈ ಪರ್ವರ್ಟೆಡ್ ಇಂಟೆಲಿಜೆನ್ಸ್ ಯಾವಾಗಲೂ ಹಾಗೆ ಒಂದು ಒಳ್ಳೆ ಹಣ್ಣು ಬರ್ತಿತ್ತು, ಹೈಬ್ರಿಡ್ ಶುರುವಾಯಿತು, ರುಚಿ ಹೊರಟದು. ಹಿಂದಿನ ಕಾಲ ಮಾಡೋಣ ತಿಂದರೆ ಎರಡು ಮೂರು ದಿವಸ ಕೈತೊಂಡು ವಾಸನೆ ಹೋಗ್ತಿರ್ಲಿಲ್ಲ, ತಿನ್ಬೇಕಾದ್ರೆ ವಾಸನೆ ಇರೋದಿಲ್ಲ. ತುಪ್ಪ ಮನೆ ತುಂಬ ಎಲ್ಲ ಕಡೆ ವಾಸನೆ ಬರ್ಬೇಡೋದು, ತುಪ್ಪ ಕಾಯ್ಕಿರ್ತದೆ. ಇವತ್ತು ಅಲ್ಲೇ ಮೂಗಿ ನೋಡೋದು ತುಪ್ಪ ಸರ್ಟಿಫೈ ಮಾಡ್ಬೇಕು, ಹಾಕ್ಬೇಕು ತಿನ್ನಕ್ಕೆ ಬರೋದಿಲ್ಲ. ಯಾಕೆ ಕ್ವಾಲಿಟಿ ಲೋನ್ ಆಗ್ತದೆ. ಈ ಬೋರೆ ಹಣ್ಣಂತ ಬರುತ್ತಲ್ಲ ಬೋರೆ ಹಣ್ಣುಗಳು ತಿನ್ನ ಕಾಲ ರುಚಿನೇ ಬೇರೆ. ಇವತ್ತು ಟೇಸ್ಟ್ಲೆಸ್ ಅದು, ಟೇಸ್ಟ್ಲೆಸ್ ಓಡಲೆಸ್ ಅಂತ ಕೆಲಸ ಹೇಳ್ತಿರ್ತಾರೆ. ಆ ರೀತಿ ಏನೇನು ಇರೋದಿಲ್ಲ, ಅದು ಕಿಸಿ ತಪ್ಪ ಇರುತ್ತೆ ನೋಡೋದು. ಅಂದರೆ ಸಾರ ಹೋಗಿಬಿಡುತ್ತೆ, ಅಷ್ಟೇ ಅಲ್ಲ ಕೆಟ್ಟ ಸಾರ ಬರುತ್ತೆ, ವಿಕೃತವಾದ ಸಾರ ಬರುತ್ತೆ. ಆದರೆ ಕಲಿಯುಗ ದೀಪನ್ನಾಗಲಿ ಕದೇ ಕಾಲ ಎಲ್ಲ ಉಗ್ರಗಾಮಿಗಳಾಗ್ತಾರೆ. ಟೆರರಿಸ್ಟನ್ನು ಕಂಟ್ರೋಲ್ ಮಾಡೋದು ಬಾಯಿಲಂತಾರೆ, ಜಾತಿ ಬೇಡ ಅಂತ ಇಲ್ಲ. ಪರಿಸ್ಥಿತಿ ಏನಾಗ್ತದ, ಜಾತಿ ಉಗ್ರಗಾಮಿ ಬಂದೇ ಬರ್ತಾರೆ, ಬೇಗ ಕಾಲ ಆಗಲೇ ಕ್ವಾಲಿಟಿ ಉಳಿಯೋದಿಲ್ಲ. ಅದಕ್ಕೆ ಹೇಳ್ತಾರೆ ಪ್ರಯೋಜನ ಇಲ್ಲ, ಯಾರಾದ ಮಾತುಕತೆ ಏನೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಇಹ ಇಲ್ಲ ಪರ ಇಲ್ಲ, ಪರ ಇಲ್ಲ ತವನೇ ಹೇಳ್ತಾರೆ, ಪರ ಕೊಟ್ಕೊಂಡೇ ಇಲ್ಲ. ಇಹ ಇಲ್ಲ ಇಲ್ಲೇ ಗೊತ್ತಾಗುತ್ತೆ, ತಮಾಷೆ ಮಾಡ್ತಾರೆ ಸತ್ಯನಾರಾಯಣ ಅವರಿಗೆ ಆಚಾರ್ಯರು. ಅಲ್ರಿ ಏಕಾಶಿ ಮಾಡಿ ಸಾಯ್ತಿದ್ರಿ, ದೇವರಿಂದ ಏಕಾಶಿ ಇಲ್ಲ ಅಂದರೆ ಖುಷಿ ಆಗಲಿ ನಿಮಗೆ. ಈಗ ಎರಡು ಏಕಾಶಿ ತರಲಿ ಸರ್ ತರಬೇಕಾರೆ, ಈಗ ಇಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿಮಗೆ? ಏಕಾಶಿ ಅಂತೀರಿ, ವಿಷ್ಣು ಪಂಚಕ ಚಾತುರ್ಮಾಸಿ ಎಲ್ಲ ಬಿಡಿಸಿ ಗೊತ್ತಾ ನಾವೀಗ ಅಂತ ಹೇಳಿದ. ಎಲ್ಲ ಬಿಡಿಸಿ ಹುಡುಗರಿಗೆ ಖುಷಿ ಆಗುತ್ತೆ ಗೊತ್ತಾ, ಈ ವರ್ಷ ಪರೀಕ್ಷೆಯೇ ಇಲ್ಲ ಅಂತ ಹೇಳಿದ. ಭಾರಿ ಖುಷಿ ಆಗುತ್ತೆ ಹುಡುಗರಿಗೆ, ಪರೀಕ್ಷೆ ಎಷ್ಟು ಬಾಧೆ ಹೊಡ್ಬೇಕಾದ್ರೆ ಏಕಾಚಾರ್ಯ ನೋಡಿ. ಮೇಷ್ಟರು ತಾನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಪರೀಕ್ಷೆ ಇಲ್ಲ ಅಂತ ಹೇಳಿದ, ಪರೀಕ್ಷೆ ಕೊಟ್ಟು ಹುಡುಗರು ಶಾಪ ಹಾಕ್ತಾರೆ. ಇವತ್ತು ನೀನು ಹೇಳ್ತಿ ಪರಲೋಕ ಇಲ್ಲ ಅಂತ ಹೇಳಿ, ಆದ್ರೆ ಶಾಸ್ತ್ರ ಹೇಳ್ತಾ ಇದ್ದೀನಿ ಅಂತ ಹೇಳಿ ದಾರಿ ತಪ್ಪಿಸ್ತಾ ಇದ್ದೀನಿ. ಈಗ ಹೋಗ್ಲಿ ಗುರು, ನಿನಗಾರು ಉದ್ಯೋಗ ಉಂಟೆ? ಈಗ ಧರ್ಮ ಇಲ್ಲ, ಗುರುಗಳಿಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ ಅಂತ ಹೇಳ್ತೀಯಲ್ಲ, ಇಷ್ಟೆಲ್ಲ ಹೇಳಿದೆ, ಉಪನ್ಯಾಸ ಮಾಡಿದೆ, ಜನ ಆಸ್ತಿ ತಟ್ಟೆ ಇಟ್ಟರು, ಏನ್ ಮಾಡ್ತಕ್ಕಂಥ ಶಿಷ್ಯ ತಾನು ತಗೋತಾನೆ. ಏನ್ ಹೇಳ್ಬೇಕಾಗ, ನಂದು ಅಂತೆ ನೋಡಿ ಸ್ವಾಮಿ, ಅವೆಲ್ಲ ಇಲ್ಲ, ನಾನು ಬೇಕು ನಾನು ತಗೋತೀನಿ ಅಂತಾನು. ಗುರುಗಳು ಮಾತು ಬೇರ್ಬಾರ್ದು, ಎಲ್ಲಿ ಗುರು ಎಲ್ಲಿ ಶಿಷ್ಯ ಅಂತಾನು. ಪಾಪ ಪುಣ್ಯ ಇಲ್ಲ ಅಂದ್ರೆ ಹೇಳಿಲ್ಲ ಅಂತ ಸರಿ ಕಡೆ ತಾಕ್ತೀವಿ ಹೇಳಿದ್ದೀವಿ ತಟ್ಟೆ ಹೊಡ್ಕೊಂಡು ಅವರು ಬರ್ತೇನೆ. ಅದಕ್ಕೆ ಹೇಳ್ತಾರೆ ನತತೆಯ ಲೋಕೋಪಕಾರ, ಲೋಕೋಪಕಾರ ಇಲ್ಲ, ತನಗೋಪಕಾರ ಇಲ್ಲ. ಏನು ಬಂತು ಚಾರ್ವಾಕ ಮತ, ಚಾರ್ವಾಕ ಮತ ಲೋಕ ಹಾಳಾಗಿ ಹೋಗುತ್ತೆ. ಬಾಡಿ ಟೀಚರ ಹೇಳ್ತಾರೆ, ಒಳ್ಳೆ ಪ್ರಶ್ನೆ ಹಾಕ್ಕೊತಾರಾಗ ಸ್ವಾಮಿ ಹಾಗೆಲ್ಲ ಮಾತಾಡಬೇಡಿ, ಇವತ್ತು ಏನು ಲೋಕ ಹಾಳಾಗಿದೆ ತೋರಿಸಿ ಅಂತ ಕೇಳ್ತಾರೆ. ಲೋಕ ಏನಾಗಿದೆ ನೋಡಿ ಇವತ್ತು ಏನು ಹಾಳಾಗಿದೆ ಅಂತ ಕೇಳ್ತಾರೆ. ಅಧಿಕಾರಿಗಳು ಮಾತು ಬರೀತಾರೆ, ದಡ್ಡ ನೀನು ಪ್ರಶ್ನೆ ಕೇಳ್ತಿ, ನಮ್ಮ ಚಾರ್ವಾಕ ಮತ ಇದೆ, ಎಲ್ಲರೂ ಅನುಸರಣೆ ಮಾಡ್ತಿದ್ದಾರೆ, ಲೋಕ ಹಾಳಾಗಿಲ್ಲ ಅಂತ ಕೇಳ್ತೀಯಲ್ಲ, ನಿನಗೆ ಗೊತ್ತಿಲ್ಲ. ಸತ್ ಆಸ್ತಿಕ ದರ್ಶನ ಅನುಮೂಲಿತತ್ವ ಸಿಗುತ್ತೆ, ನಮ್ಮಂಥವ್ರಿಂದ ಬದುಕಿದ್ದೇವೆ ಅಂತ ಉಳ್ಕೊಂಡಿದ್ದೆ ಹೊರತು ನೀನು ಬದುಕಿದ್ದಕ್ಕಲ್ಲ ಅಂತ ಹೇಳ್ತಾರೆ. ಆಸ್ತಿಕರಿಂದ ಬದುಕಿದ್ದಾರೆ ಅಂತ ಜನ ತೋರಿಸಿದೆಯೇ ಹೊರತು ನಿನ್ನ ಮತದಿಂದ ಅಲ್ಲ. ಈ ಮಾತನ್ನು ಶಿಕಾರ ಬರೀಬೇಕಾದ್ರೆ ಇವತ್ತು ಹಾಗೇನೆ ನೋಡಿದ್ರೆ ಜಗತ್ ಸಾಕಷ್ಟು ಕೆಟ್ಟೋಗ್ಬಿಟ್ಟಿದೆ. ಆದ್ರೆ ಒಳ್ಳೆಯವರಿದ್ದಾರೆ ಜನಕ್ಕೆ ನನಗೆ ಜಗತ್ ಅವರಿಂದ ಬದುಕಿದೆ ಅಂತ ಹೇಳಿದೆ, ಜಗತ್ ಅವರಿಂದ ಬದುಕಿದೆ. ಇವತ್ತು ಪ್ರಸಂಗ ಬಂತು ಅಂತ ಹೇಳ್ತೇನೆ, ಒಂದು ಇಲ್ಲಿನ ಪುಸ್ತಕ ಬಂದಿದೆ ಇತ್ತೀಚೆಗೆ, ಪವರ್ ಅಂಡ್ ಫೋರ್ಸ್ ಅಂತ ಒಂದು ಪುಸ್ತಕ, ಪವರ್ ಅಂಡ್ ಫೋರ್ಸ್ ಭಾರಿ ಚೆನ್ನಾಗಿರೋ ಪುಸ್ತಕ. ಅವ್ನು ನೂರ ಎಷ್ಟೋ ವರ್ಷ ಪರೀಕ್ಷೆ ಮಾಡಿ ಬರಲಾನಂತೆ. ಅವನು ಹೇಳ್ತಾನೆ, ಒಬ್ಬ ಸಾತ್ವಿಕ ಇದ್ರೆ ಅವರಿಂದ ಬರ್ತಕ್ಕಂಥ ವೈಬ್ರೇಷನ್ಸ್ ಎಷ್ಟೋ ಜನ ಹಾಳಾಗೋದು ತಪ್ಪಿಸ್ತದೆ. ಇದು ಬಹಳ ಆಸ್ತಿ, ಒಬ್ಬ ಸಾತ್ವಿಕ ವ್ಯಕ್ತಿ ಇದ್ರೆ, ಒಬ್ಬ ಸತ್ಯ ಹೇಳೋದಿದ್ರೆ ಅವರಿಂದ ಬರತಕ್ಕಂಥ ವೈಬ್ರೇಷನ್ ಬಾಡಿಯಿಂದ ಬರುತ್ತಲ್ಲ, ಲೋಕದ ಅರ್ಥ ತಪ್ಪಿಸುತ್ತೆ ಅವರು ಅಂತ ಹೇಳ್ತಾರೆ. ಇದು ಸೈಂಟಿಫಿಕ್ ಸರಿ ಮಾಡಿದ್ದೇನೆ ಅಂತ ಹೇಳ್ತಾರೆ. ಆಗ ನಮಗೆ ಅರ್ಥ ಆಗುತ್ತೆ, ಯದಾ ಯದಾ ಈ ಧರ್ಮಸ್ಯ ಲಾಲಿರ್ಭವತಿ ಭಾರತ ಅಭ್ಯುತ್ಥಾನವ ಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯ. ಒಂದು ಆಚಾರ್ಯರಂಥವ್ರು ಜ್ಞಾನಿಗಳೇನು ಬರ್ತಾ ಬರ್ತಾ ಹೋಗ್ತಾರೆ, ಅದರಿಂದ ಲೋಕ ಉಳಿಯುತ್ತೆ ಹೊರತು ನಿನ್ನಿಂದ ಉಳ್ಕೊಂಡಿಲ್ಲ. ಇದು ನಿಜವಾದ ಅರ್ಥದಲ್ಲಿ ಸೈನ್ಸ್ ಹೋಗುದು ಇದು ಹೋಗುದು. ಆದರೆ ಸಾಂಖ್ಯರು ಬರ್ತಾರೆ, ತಾವು ಪ್ರಕೃತಿ ಕುರಿತು ಇಬ್ಬರು ನಾವು ಹೋಗ್ತೇವೆ ಅಂತ ಹೇಳ್ತಾರೆ, ಇಬ್ಬರು ಹೋಗ್ತೇವೆ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಮಾತ್ರ ಪರಮಾತ್ಮನಿಗಿಲ್ಲ. ತಗೊಂಡು ಏನ್ ಮಾಡ್ತೀವಿ, ಹೆಸರಿಗೆ ದೇವ್ರನ್ನ ಒಪ್ಪೋದು ಬೇರೆ, ದೇವರೇ ಇಲ್ಲ ಅಂತ ಒಬ್ಬರು ಬೇರೆ. ಹೆಸರಿಗೆ ದೇವರು ಒಪ್ಪಿದ್ರು ಕೂಡ ಏನೂ ಉಪಯೋಗ ಇಲ್ಲ. ದೇವರನ್ನು ದೇವರಾಗಿ ಒಪ್ಪಬೇಕೆ ಹೊರತು ಹೆಸರಿಗೆ ಒಪ್ಪಿದರೆ ಅವನು ಕೂಡ ದೇವರ ಅಲ್ಲದಂತೆ ಆಗ್ತಾನೆ, ಏನೂ ಪ್ರಯೋಜನ ಕೊಡೋದಿಲ್ಲ. ಅದೇ ರೀತಿಯಲ್ಲಿ ಬೌದ್ಧ ಮತ ಜೈನ ಮತ ನ್ಯಾಯ ಮತ ವೈಶೇಷಿಕವಾಗಿ ಎಲ್ಲವರು ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಅದನ್ನು ಎಷ್ಟು ಹುಚ್ಚುತನ ಜನ ತೋರಿಸಿದ್ದಾರೆ ತೋರಿಸ್ತಾರೆ, ಎಷ್ಟು ಹುಚ್ಚುತನ ತೋರಿಸ್ತಾರೆ ತೋರಿಸ್ತಾರೆ. ಜೈನ ಹೇಳ್ತಾರೆ, ಒಬ್ಬ ಜೀವ ಎಷ್ಟಿರ್ತಾರೆ ದೇಹದೊಳಗೆ ಅಂದ್ರೆ ದೇಹ ಪ್ರಮಾಣದಲ್ಲಿ ಇರ್ತಾರೆ. ದೇಹದ ಸೈಜ್ ಜೀವ ಸೈಜ್ ಒಂದೇ ಇದೆ. ಅವ್ರ ಕೊಡ ಕಾರಣ ಏನು ಗೊತ್ತೇನು, ದೇಹದ ಯಾವ ಭಾಗಕ್ಕೆ ಏನೇ ಮಾಡಿದ್ರು ಇಡೀ ದೇಹಕ್ಕೆ ನಮಗೆ ಜ್ಞಾನ ಬರುತ್ತಾ ಇದ್ದ ಎಲ್ಲ ಕಡೆ ಜೀವ ಇದ್ದಾನೆ. ಇದು ಅವನ ವಾದ. ಸೊ ದೇಹದ ಸೈಜ್ ಜೀವನ ಸೈಜ್ ಒಂದೇನೆ. ಅದಕ್ಕೆ ಹೇಳ್ತಾರೆ, ಸರಿ ಬಿಡು, ಪುನರ್ಜನ್ಮ ಹೋಗ್ತಾನ. ಹಾಗಿದ್ರೆ ಆನೆ ದೇಹದಲ್ಲಿ ಇದ್ದವರು ಹಿರಿಯ ಹುಟ್ಟಿದ ಏನಾಗಬೇಕು ಅಂತ ಆ ಸೈಜ್ ಏನಾಯ್ತು ಹಾಗಿದ್ರೆ ಚಿಕ್ಕಂಗಿ ಹಾಕೊಂಡಾಗುತ್ತೆ ದೊಡ್ಡವನು. ಒಂದು ವರ್ಷ ಪೂಜೆ ಇದ್ದಾಗ ನಂಗಿನ ದೊಡ್ಡವರನ್ನ ಹಾಕಿದ್ರೆ ಗತಿ ಏನಾಗಬೇಕು ಅಂದು. ಇಲ್ಲ ಇರುವೆ ಜೀವ ಆನೆ ಜೀವ ಆಗಿಬಿಟ್ರೆ ಎಲ್ಲ ಗಮನಿಯಾದಾಗ ಆಗಿಬಿಡುತ್ತೆ. ಅವ್ರ ಗತಿ ಏನಾಗಬೇಕಾಗಿದ್ರೆ ಕೆಲವು ಕಡೆ ಸ್ಪಂದನೆ ಬರಬಾರದಾಗಿದ್ರೆ ಹುಚ್ಚುಚ್ಚ ಹೇಳ್ತಾರೆ. ಅದನ್ನೆಲ್ಲ ಖಂಡನೆ ಮಾಡ್ತಾ ಮನೆ ಹೇಳಿದರು ತಾವೇ ಹಾಗೆಲ್ಲ ಇಲ್ಲ. ಈ ಷಣ್ಮತಗಳಲ್ಲಿ ದೈವಾದಿ ಮತಗಳು ಬರುತ್ತೆ, ದೈವ ಮತ ಬರುತ್ತದೆ. ದೈವ ಮತವನ್ನು ಬಹಳ ಪಾಪುಲರ್ ಆದ್ದರಿಂದ ಖಂಡನೆ ಮಾಡ್ತಾರೆ. ಶಿವ ಸರ್ವೋತ್ತಮನಲ್ಲ, ಅದಕ್ಕೆ ಅಸಾಮಂಜಸ್ಯ ಅಂತಂತೆ. ಅಸಾಮಂಜಸ್ಯ ಆತರ ಇಲ್ಲಿ ಸಾಮಂಜಸ್ಯ ಇಲ್ಲ. ಸಾಮಂಜಸ್ಯಂ ನಾಮ ಗುಣಪೂರ್ಣತ್ವ ದೋಷ ದೂರ. ಗುಣ ತುಂಬಿರಬೇಕು, ದೋಷ ಇರಬಾರ್ದು. ದೇವರ ದುರ್ಗ ದೇವರಲ್ಲಿ ಗುಣಪೂರ್ಣತ್ವ ಇಲ್ಲ ಮತ್ತು ದೋಷ ದೂರತ್ವವೂ ಇಲ್ಲ. ಆದ್ದರಿಂದ ಅವರು ಸರ್ವೋತ್ತಮರಲ್ಲ, ಅಸಾಮಂಜಸ್ಯ. ಸೊ ವಿಷ್ಣುವಿನಲ್ಲಿ ಸಾಮಂಜಸ್ಯ ಇದೆ, ರುದ್ರಾದಿ ದೇವತೆಗಳಲ್ಲಿ ಸಾಮಂಜಸ್ಯ ಇಲ್ಲ ಅಂತ ಹೇಳಿಬಿಟ್ಟು ಪಾಶುಪತ ಮತವನ್ನು ವಿಸ್ತಾರವಾಗಿ ಖಂಡನೆ ಮಾಡ್ತಾರೆ. ಅವ್ರ ಮತ ಜಾಸ್ತಿ ಇರೋದಕ್ಕೆ ಕಾರಣ ಆಮೇಲೆ ವೇದವ್ಯಾಸ ಆಚಾರ ಇಲ್ಲಿ ಬರೆಯೋದಿಲ್ಲ, ಅದು ವ್ಯಾಖ್ಯಾನದಲ್ಲಿ ಬರೀತಾರೆ. ಮೇಲ್ನೋಟಕ್ಕೆ ಇಲ್ಲಿ ಬರೀಬೇಕಾದ್ರೆ ಪಶುಪತಿ ಪಾಶುಪತ ಮತ ಮಹಾಕರೋತಿ ಅಂತ ಹೇಳಿಬಿಡ್ತಾರೆ. ಪಾಶುಪತ ಮತವನ್ನು ಖಂಡನೆ ಮಾಡ್ತಾರೆ, ಅದು ವ್ಯಾಖ್ಯಾನದಲ್ಲಿ ಬರೀತಾರೆ. ಬರೀ ಪಾಶುಪತ ಮತವನ್ನು ಖಂಡನೆ ಮಾಡೋದಿಲ್ಲ, ಉಳಿದ ಎಲ್ಲ ದುರ್ಮತಗಳನ್ನು ಕೂಡ ಈ ಶೈವ ಶೈವ ಮತದ ಜೊತೆಗೆ ಶಾಕ್ತ ಮತ ಆಮೇಲೆ ಗಣಪತರ ಮತ ಈ ಸೌರರ ಮತ ಎಲ್ಲ ಮತವನ್ನು ಕೂಡ ವೇದವ್ಯಾಸ ದೇವರು ಈ ಪತ್ಯುರಸಾಮಂಜಾಸ್ಯದ ಸೂತ್ರದಿಂದ ಖಂಡನೆ ಮಾಡ್ತಾ ಇದ್ದಾರೆ. ಬಹಳ ಸ್ವಾರಸ್ಯ ಅದು. ಅದು ವೇದವ್ಯಾಸ ಏನ್ ಮಾಡಿದ್ದಾರೆ ಅಂದರೆ ಪಾಶುಪತ ಮತದಲ್ಲಿ ರುದ್ರದೇವರಿಗೆ ಇಲ್ಲಿ ಏನು ದೋಷ ಹೇಳುತ್ತಾರೆ ಅವರು ಮತದಲ್ಲಿ ಒಪ್ಪಿಕೊಂಡ ದೋಷ ಹೇಳುತ್ತಾರೆ. ರುದ್ರದೇವರು ಸರ್ವೋತ್ತಮರ ಸಾಧ್ಯ ಇಲ್ಲ, ಸರ್ವಗುಣಗಳು ಅವರಲ್ಲಿಲ್ಲ ಮತ್ತು ದೋಷ ಅವರಿಗಿದ್ದೇ ಇದೆ. ದೋಷ ಅವರಿಗಿದೆ ಅಂತ ಗೊತ್ತಿದೆ. ಈಗಾಗಲೇ ವಿಷ್ಣುವಿನಿಂದ ಬ್ರಹ್ಮದೇವರು ಹುಟ್ಟಿ ಬ್ರಹ್ಮದೇವರು ರುದ್ರದೇವರು ಹುಟ್ಟಿದ ಮೇಲೆ ಅವರಿಗೆ ಅಂತ ಗೊತ್ತೋ ಬಂತು, ಅವ್ರ ನಿಶ್ಚರ್ಪೇ ಇಲ್ಲ ಹೊರಟೋಯ್ತು ಆದಂತ ದೋಷ ಇದೆ. ಅದೆಲ್ಲ ಖಂಡನೆ ಮಾಡಿದ ಮೇಲೆ ಶಾಕ್ತ ಮತದ ಖಂಡನೆ ಬರ್ತದೆ. ಎಲ್ಲ ಸರಿ, ಶಕ್ತಿಯಿಂದ ಒಬ್ಬರಿದ್ದಾರೆ ಅವಳಿಂದ ಎಲ್ಲ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಸರಿಯಲ್ಲ. ಉತ್ಪತ್ತಿಯ ಸಂಭವ ಒಬ್ಬ ಸ್ತ್ರೀ ಮಾತ್ರ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಇಂಪಾರ್ಟೆಂಟ್. ಬರೀ ಪುರುಷರ ಸೃಷ್ಟಿ ಸಾಧ್ಯ ಇದೆ, ಅದು ನಾರಾಯಣ ಸಾಕ್ಷಿ. ತನ್ನ ನಾಭಿ ಪವನದಿಂದ ಸೃಷ್ಟಿ ಮಾಡಿಬಿಡ್ತಾನೆ. ಆದ್ದರಿಂದ ಬರೀ ಪುರುಷರಿಂದ ಸೃಷ್ಟಿ ಇದೆ, ಅಲ್ಲಿ ಬರೀ ಸ್ತ್ರೀಯರಿಂದ ಸೃಷ್ಟಿ ಆಗೋದಿಲ್ಲ. ಉತ್ಪತ್ತಿಯ ಸಂಭವ ಅಂತಲೇ ಹೆಸರು. ಅದೇ ಆಚಾರ್ಯ ಬರೀತಾರೆ, ಈ ಸಾಕ್ಷಪಥಕ್ಕೆ ಅದು ಒಂದೇ ದೋಷ ಅಲ್ಲ, ಪಾಶುಪಥದಲ್ಲಿ ದೋಷಗಳೆಲ್ಲ ಇದೆ. ಎಕ್ಸ್ಟ್ರಾ ದೋಷ ಇದು ಹಿಂದೆ ಹೇಳಿದ ದೋಷಗಳಿಗೆ ಅಧಿಕಾರ ದೋಷವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ಖಂಡನೆ ಮಾಡಿಬಿಟ್ಟು ಆಮೇಲೆ ಅಲ್ಲಿಗೆ ಎರಡನೇ ಅಧ್ಯಾಯ ಎರಡನೇ ಪಾಠ ಸಮಯ ಪಾಠ ನೋಡಿ ಅದನ್ನು ಮತ್ತೆ ಪ್ರಶ್ನೆ ಮಾಡ್ತಾರೆ. ನೋಡಿ, ಯುಕ್ತಿಗಳು ವಿರೋಧವಾಗಿತ್ತು ಅಂತ ಮೊದಲನೇ ಪಾಠದಲ್ಲಿ ಹೇಳಿಲ್ಲ, ಬೇರೆ ಮತಕ್ಕೆ ವಿರುದ್ಧವಾಗುತ್ತೆ ಅಂತ ಇನ್ನು ಹೇಳಿದ್ರು. ಅದು ಎರಡನೇ ಪಾಠದ ಉತ್ತರ ಸಾರಾಂಶ ಏನಂತ ಕೇಳಿದರೆ, ಬೇರೆ ಮತಕ್ಕೆ ವಿರುದ್ಧವಾದಾಗ ವೇದದ ಮತವನ್ನು ಬಿಡಬಹುದಾಗಿತ್ತು ನಾವು, ಆದರೆ ಬೇರೆ ಮತಗಳಿಗೆ ಏನಿಲ್ಲ ಅಂತ ಹೇಳಿದರೆ ಅವನಿಗೆ ಯಥಾರ್ಥವೇ ಇಲ್ಲ, ಪ್ರಾಮಾಣ್ಯವೇ ಇಲ್ಲ, ಇನ್ವ್ಯಾಲಿಡಿ ಕೆಲೋ, ಅವನ ಮಾತಿಗೆ ಏನು ಬೆಲೆ ಬರುತ್ತೆ ಅಂತ ಕೇಳಿದ್ರು. ಸಾಮಾನ್ಯವಾಗಿ ಯಾರು ಓಟ್ ಹಾಕ್ತಾರೆ ಅಂತ ಹೇಳ್ಕೊಂಡು ಅವನು ವೋಟಿಂಗ್ ಪವರೇ ಇಲ್ಲ, ಅವ್ನು ಓಟ್ ಹಾಕಿ ಇನ್ವ್ಯಾಲಿಡ್ ಅವರು ಬರ್ತಾನೆ. ಬೇರೆ ಮತದವರಿಗೆ ಮತತ್ವ ಮತಾಚಾರ ಅಂತ ಅವರಿಗೆ ರೆಕಗ್ನೇಷನೇ ಸಿಗೋದಿಲ್ಲ ಅಂದಮೇಲೆ ಅವರು ಕಾಂಪಿಟೆಂಟ್ ಅಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಬೇರೆ ಮತಗಳ ದೂಷಣಕ್ಕೆ ಮುಖ್ಯವಾದ ಕಾರಣ ಕಾಂಪಿಟೆಂಟ್ ಪರ್ಸನ್ ಮೆಂಬರ್ ಐದು ಆರು ಜನ ಇರ್ತಾರೆ. ಒಬ್ಬನು ಏನೋ ಮಾತಾಡಿದ್ರೆ ಗಮನ ಕೊಡ್ಬೇಕು ಬಿಟ್ಟರೆ ಏನು ಮೆಂಬರ್ ಅವರು. ಬಟ್ ನಾನು ಮೆಂಬರ್ ಮಾತಾಡಿದ್ರೆ ಹೋಗಯ್ಯ, ನಿಮ್ಗೆ ಕಾಂಪಿಟೆನ್ಸಿ ಇಲ್ಲ ಅಂತ. ಸೊ ಬೇರೆ ಮತದವರು ಯಾರು ಕೂಡ ಅಥೆಂಟಿಕ್ ಆಗಿ ಮತಾಚಾರಕ್ಕೆ ಒಪ್ಪಿಕೊಳ್ಳೋ ಸಾಧ್ಯ ಇಲ್ಲ ಅದರಿಂದ ಅವ್ರ ಮಾತಿ ಬೇರೆ ಇಲ್ಲ ಅಂತ. ಆಗ ತೆಗೆದ ಹೋಗಿ ಬಿಟ್ಟುಬಿಡಿ, ಈ ಶ್ರುತಿಗಳಲ್ಲಿ ಪರಸ್ಪರ ವಿರೋಧ ಇದೆ ಅಂತಿರುವಾಗ ಶ್ರುತಿಗಳಲ್ಲಿ ಪರಸ್ಪರ ವಿರೋಧ ಇದೆ. ಒಂದ್ ಕಡೆ ವೇದ ಹೇಳುತ್ತೆ ಏನಂತ, ಎಲ್ಲವೂ ಕೂಡ ದೇವರು ಸೃಷ್ಟಿ ಮಾಡ್ತಾರೆ ಅಂತೆ. ಕೆಲಸಕ್ಕೆ ಹೇಳುತ್ತೆ ಆಕಾಶ ಸೃಷ್ಟಿ ಮಾಡೋದಿಲ್ಲ, ಆಕಾಶ ಕೊಟ್ಟಿಲ್ಲ ಅಂತ ಹೇಳಿ ಸುರೋಗ ಬರ್ತಾ ಇಲ್ಲ. ಈಗ ನೀವು ಜನ್ಮಾದ್ಯಕ್ಕೆ ಯಥಾರ್ಥ ಹೇಳ್ಬೇಕಾದ್ರೆ ಏನಂತ ಅರ್ಥ ಮಾಡಿದ್ದೀರಿ? ಇಡೀ ಜಗತ್ತನ್ನು ಸೃಷ್ಟಿ ಮಾಡುವವನು ಸರ್ವದ ಸೃಷ್ಟಿಕರ್ತ ಅಂತ ಹೇಳ್ತೀರಿ, ಆಕಾಶಕ್ಕೆ ಸೃಷ್ಟಿ ಇಲ್ಲ ಅಂತ ಹೇಳ್ತೀರಿ. ಸೊ ಆಕಾಶ ಬಿಟ್ಟು ಅಂತ ಅರ್ಥ ಆಯ್ತಾ ನಿಮ್ಮ ಪ್ರಕಾರ? ಆಕಾಶಕ್ಕೆ ಸೃಷ್ಟಿ ಇಲ್ಲ ಅಂದ್ರೆ ದೇವರು ಆಕಾಶವನ್ನು ಬಿಟ್ಟು ಬೇರೆ ಸೃಷ್ಟಿ ಮಾಡ್ತಾರೆ ಅಂತ. ಅವನು ಸೃಷ್ಟಿ ಬಿಟ್ಟಿದ್ದಾರೆ ಅಂದ್ರೆ ಕಾಲಕ್ಕೆ ಸೃಷ್ಟಿ ಇಲ್ಲ, ಕಾಲ ಹೋಯಿತು, ಮಾತನಿಷ್ಯ ಸೃಷ್ಟಿ ಇಲ್ಲ, ಅದು ಹೋಯಿತು, ಬರೀ ಮೇಲೆ ಸಾಕಾಗ್ತಾ ಏನಾಯ್ತು ದೇವರ ಸ್ಥಿತಿ ಹೊರಟೋಯ್ತು. ಇಲ್ಲ ಸೃಷ್ಟಿ ಮಾಡ್ತಾನೆ ಅಂತ ಹೇಳೋದಾದ್ರೆ ಸೃಷ್ಟಿ ಇಲ್ಲ ಅನ್ನೋ ಮಾತು ವಿರೋಧ ಬಂದಾಗಿದ್ರೆ, ಆಕಾಶ ಸೃಷ್ಟಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಯ್ತಾಗಿದ್ರೆ ಅದು ವೇದದ ಮಾತು, ವೇದ ಸುಳ್ಳಾಯಿತು ಅಂತ ಆಯ್ತಾಗಿದ್ರೆ. ಸೊ ವೇದಗಳಿಗೆ ಕ್ಲಾಸ್ ಬರ್ತೀವಿ ಎರಡಕ್ಕೂ ಕೂಡ. ಒಂದು ವೇದ ವಾಕ್ಯ ಹೇಗೆ ಹೇಳುತ್ತೆ, ಇನ್ನೊಂದು ವಾಕ್ಯ ಇನ್ನೊಂದು ಹೇಳುತ್ತೆ. ಬೇರೆ ಮಾತನ್ನ ತಪ್ಪಿಸ್ಬಿಟ್ಟಿನಿ, ಈಗ ವೇದವಾಕ್ಯ ಹೇಗೆ ತಪ್ಪಿಸ್ಕೋತೀನಿ ಅದಕ್ಕೆ ಹೇಳ್ತಾರೆ. ಅಲ್ಲಿ ಸಮನ್ವಯ ಸಮನ್ವಯ ಮಾಡಿಕೋ, ಯಾವ ದೋಷವೂ ಇಲ್ಲ. ಅಲ್ಲಿ ಉತ್ಪತ್ತಿ ಇದೆ ಎಂಬುದೇ ಸಿದ್ಧಾಂತ, ಉತ್ಪತ್ತಿ ಇದೆ, ಆದರೆ ಉಳಿದ ಪದಾರ್ಥಕ್ಕಿರೋ ರೀತಿಯಲ್ಲಿ ಉತ್ಪತ್ತಿ ಇಲ್ಲ, ಅರ್ಥ ಹೇಳಿದ್ದಾರೆ ಹೊರತು ಬೇರೆ ಅಲ್ಲ. ಉತ್ಪತ್ತಿ ನಾಲ್ಕು ವಿಧ ಇರುತ್ತೆ, ಉತ್ಪತ್ತಿ ನಾಲ್ಕು ವಿಧ ಇರುತ್ತೆ. ಈ ಬಗ್ಗೆ ಜನ ಗೊತ್ತಿರಲಿಲ್ಲ. ಉತ್ಪತ್ತಿ ಅನ್ನೋದು ಪರಾಧೀನ ವಿಶೇಷಾವಾಪ್ತಿ ಅಂತ ಒಂದು, ಕೇವಲ ಸೃಷ್ಟಿ ಅಂತ ಒಂದು. ಅಂಥ ಸೃಷ್ಟಿಗಳ ಉದಾಹರಣೆಗೆ ಮಣ್ಣಿಂದ ಗಡಿಗೆ ಮಾಡ್ತಾರೆ, ಮಣ್ಣಿಂದ ಗಡಿಗೆ, ಮೊದಲು ಗಡಿಗೆ ಇರಲೇ ಇಲ್ಲ, ಮಣ್ಣಿತ್ತು, ಮಣ್ಣಿಂದ ಗಡಿಗೆ ಮಾಡ್ತಾರೆ. ಒಂದು ರೀತಿಯ ಟ್ರಾನ್ಸ್ಫಾರ್ಮೇಷನ್ ರೂಪ ಸೃಷ್ಟಿ ಇದು. ಒಬ್ಬರು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಪೋಸ್ಟ್ ಕ್ರಿಯೇಟ್ ಮಾಡೋದು, ಅಪಾಯಿಂಟ್ ಮಾಡೋದು ಅಂತ ಕರೀತಾರೆ. ಇದು ಗಡಿಗೆ ಸೃಷ್ಟಿ ಮಾಡಿದಾಗಲ್ಲ ಸೃಷ್ಟಿ, ವೀಕೆಂಡ್ ಕ್ರಿಯೇಟ್ ಮಾಡಿ ಅವನು ಅಪಾಯಿಂಟ್ ಮಾಡಿಬಿಟ್ರೆ ಅವನು ಸೃಷ್ಟನಾದ. ಇನ್ನೊಬ್ಬರಿಗೆ ಒಂದು ಪೋರ್ಟ್ಫೋಲಿಯೋ ಇತ್ತು, ಇನ್ನೊಂದ್ರೆ ಯಾರು ಮಾಡಿದ್ರು, ಅದೊಂದು ಸೃಷ್ಟಿನೇ. ವಸ್ತು ಸೃಷ್ಟಿಯಾಗಿಲ್ಲ, ಅಲ್ಲಿ ಒಂದು ವಿಶೇಷ ಶಕ್ತಿ ಕೊಟ್ಟಿದ್ದಾರೆ, ವಿಶೇಷ ಶಕ್ತಿ ಕೊಟ್ಟರು ಸೃಷ್ಟಿನೇ. ಇನ್ನೊಂದು ಸೃಷ್ಟಿ ಮಾಡಿದ್ರು ಸೃಷ್ಟಿನೇ, ಮಹಾಲಕ್ಷ್ಮಿ ಇದ್ದಾರೆ, ಅವರು ಸೃಷ್ಟಿ ಇದೆಯಾ ಇಲ್ಲ, ಆದರೆ ಒಂದು ವಿಶೇಷವನ್ನು ಹುಟ್ಟುತ್ತಾರೆ. ಪಳೆಯ ಕಾಲದೊಳಗೆ ಲಕ್ಷ್ಮೀನಾರಾಯಣರಿಬ್ಬರೇ ಇದ್ದಾರೆ, ಉಳಿದ ಜಗತ್ತಿನ ಮೇಲೆ ವ್ಯಾಪಾರಾದಿಗಳನ್ನು ಮಾಡುವ ಪ್ರಸಂಗನೇ ಬಂದಿಲ್ಲ. ಸೃಷ್ಟಿ ನಡೀತು, ಮಾಯಾ ಜಯ ಸೃಷ್ಟಿ ಶಾಂತಿ ಅಂತ ರೂಪ ತಗೊಂಡು ಆ ಸೃಷ್ಟಿಯಾಗಿ ಕಾರ್ಯಗಳು, ಅದು ವಿಶೇಷವಾದ ಆಧೀನ ಹೊರಗೆ ಕಾಣಿಸ್ತಲ್ಲ, ಅದೊಂದು ಸೃಷ್ಟಿನೇ. ಅಂಥ ಸೃಷ್ಟಿ ಮಹಾಲಕ್ಷ್ಮಿಗೂ ಉಂಟು, ದೇಶಕಾಲಗಳಿಗೂ ಉಂಟು, ವಾಯುದೇವರಿಗೂ ಉಂಟು, ಎಲ್ಲರಿಗೂ ಉಂಟು. ಅಬ್ಸಲ್ಯೂಟಾಗಿ ಯಾವುದೇ ಸೃಷ್ಟಿ ಯಾರಿಗೂ ಇಲ್ಲ ಅಂದ್ರೆ ದೇವರಿಗೆ ಮಾತ್ರ. ಇದೆಲ್ಲದಕ್ಕೂ ಒಂದಲ್ಲ ಒಂದು ಸೃಷ್ಟಿ ಇರೋದ್ರಿಂದ ಆ ಸೃಷ್ಟಿ ದೇವರೇ ಮಾಡೋದ್ರಿಂದ ಜನ್ಮಾದ್ಯತೆಯ ಕಾರಣ ಸರಿ ಅಂತ ಹೇಳಿಬಿಟ್ಟು ಅದು ಉತ್ತರ ಕೊಡ್ತಾರೆ. ಆಮೇಲೆ ಮುಂದಿನ ಮಾತುಗಳು ಮತ್ತೊಂದು ಪ್ರಶ್ನೆ ಹಾಕ್ಕೊಂಡ್ರು, ಸ್ವಾಮಿ ಅದು ಸರಿ ಹೋಗಲಿಲ್ಲ. ಸೃಷ್ಟಿಗಳು ಎರಡು ಭಾಗ ಇದೆ, ಕೆಲವು ಬರೀ ಸೃಷ್ಟಿಗಳು, ಕೆಲವು ಪವರ್ಫುಲ್ ಸೃಷ್ಟಿಗಳು ವಿತ್ ಲಾಜಿಕ್ ಇರಲಿ, ಕೆಲವು ಬರೀ ಸೃಷ್ಟಿಗಳು ವಿತ್ ಲಾಜಿಕ್ ಇರೋ ಸೃಷ್ಟಿಗಳು. ಅವಾಗ ಏನು ಮಾಡ್ತೀರಿ ಅಂದರೆ ಅಲ್ಲೂ ಹೀಗೆ ಇದೆ, ಎಷ್ಟೇ ಪವರ್ಫುಲ್ ಲಾಜಿಕ್ ಇದ್ರೂ ಕೂಡ ಅದು ವಿರೋಧ ಬರದಂತೆ ವೇದವಾಕ್ಯ ಅರ್ಥ ಮಾಡಕ್ಕೆ ಬರುತ್ತೆ ಅಂತ ನಾಲ್ಕನೇ ಪಾದವನ್ನು ತೋರಿಸಿ ಅದೇ ಅವಿರೋಧಾಧ್ಯಾಯ ಪೂರ್ತಿ ಮುಕ್ತಾಯ ಮಾಡಿಬಿಟ್ಟು ಸಮನ್ವಯಾಧ್ಯಾಯ ಸಮನ್ವಯಾಧ್ಯಾಯ ಗುಣಪೂರ್ಣತ್ವವನ್ನು ಗಟ್ಟಿ ಮಾಡಿಕೊಡೋ ಅಧ್ಯಾಯ, ಅವಿರೋಧಾಧ್ಯಾಯ ದೋಷ ದೂರತ್ವದ ಪೂರ್ತಿ ಗಟ್ಟಿ ಮಾಡಿಬಿಟ್ಟು. ಇನ್ನು ಮುಂದಿನ ಪ್ರಶ್ನೆ, ಸಾಧನ ಮಾಡಬೇಕು ಉಚಿತವಾಯಿತು, ವಸ್ತು ಭಾರಿ ಚೆನ್ನಾಗಿದೆ, ಡಿಫೆಕ್ಟ್ ಏನೂ ಇಲ್ಲ ಅಂತಾಯಿತು, ನಾವು ಅನ್ನ ಗಾಟು ಪರ್ಚೇಜ್ ಇಟ್ಟಂತೀವಲ್ಲ ಆಸ್ತಿ ವಿ ವಾಂಟ್ ಇಟ್ ಹೇಗೆ ತಗೋಬೇಕು ಅಂತ ಪ್ರಶ್ನೆ. ವಸ್ತು ತಗೊಳ್ಳೋ ಪರ್ಚೇಜ್ ಇರಬೇಕಾದ್ರೆ ಕೆಲವು ಕಾರ್ ತೋರಿಸ್ಬಿಡ್ತಾರೆ, ಬೇಕು ಅಂತಾರೆ, ಇಲ್ಲ ಇಲ್ಲ ಇದು ಮಾಡಲ್ಲ ಸ್ಟೋರ್ ಇಟ್ಟಿರೋದು, ಬುಕ್ ಮಾಡಿದ್ರೆ ಕೊಡ್ತೀವಿ ಅಂತ ಬುಕ್ ಮಾಡಿ ಕೊಡ್ತೀವಿ ಅಷ್ಟೇ, ಜಷ್ಟೇ ಮಾಡಿಲ್ಲ ಅಷ್ಟೇ. ದೇವರು ಇಷ್ಟನೇ ಇದ್ದೇ ಮಾಡಬೇಕು ನಾವೀಗ, ಅಥವಾ ಎಷ್ಟು ದುಡ್ಡು ಸಿಗಬೇಕಾಗಿದೆ ಈಗ ಆ ದುಡ್ಡನ್ನು ಕೂಡ ಕೆಲವು ಇರ್ತಾರೆ, ಕ್ಯಾಶ್ ಅಕ್ಸೆಪ್ಟ್ ಮಾಡೋದಿಲ್ಲ, ಬರೀ ಚೆಕ್ ಬೇಕು ಅಂತ ಹೇಳ್ತಾರೆ, ಕೆಲವು ಡಿ ಡಿ ಕೊಡಿ ಚೆಕ್ ಮೋಸ ಈಗ ಅನ್ನೋದೇ ನಾನು ಕೆಲವು ಹೇಳ್ತಾರೆ, ಅಲ್ಲಿ ವ್ಯತ್ಯಾಸ ಇದೆ. ಸೊ ಹೇಗೆ ಸಾಧನೆ ಮಾಡಬೇಕು? ದೇವರು ಬಿಡಕ್ಕೆ ಬರೋದಿಲ್ಲ, ಬೇಕಾದ್ರೆ ಗುಣಪೂರ್ಣನಾದ್ರಿಂದ ಬಿಡಾಗಿಲ್ಲ, ದೋಷ ದೂರ ಆದ್ರೆ ಬಿಡಾಗಿಲ್ಲ, ಏನು ಸಾಧನೆ ಮಾಡಬೇಕು? ಅದು ಸಾಧನಾಧ್ಯಾಯ ಅಂತಾರೆ. ದೇವರು ಹೇಗೆ ಅಪ್ರೋಚ್ ಮಾಡಬೇಕು ಅಂತ ತೋರಿಸ್ಕೊಂಡ ಅಧ್ಯಾಯ ಸಾಧನಾಧ್ಯಾಯ. ಅಲ್ಲಿ ಹೇಳ್ತಾರೆ ಆ ಮೊದಲೇ ಪಾದದೊಳಗೆ ಸಾಧನೆ ಮಾಡಬೇಕು ಮನಸ್ಸು ಯಾವಾಗ ಬರ್ತದೆ ಗೊತ್ತೇನು, ನಮಗೆ ವಿರಕ್ತಿ ಊಟ ಮಾಡಬೇಕಂತ ಬರೋದಾಗ ಹಸಿವಾಗಬೇಕು, ಹಸಿವಾಗಲು ಊಟ ಮಾಡಬೇಕು ಅಂತ ಹೇಗೆ ಅನ್ಸುತ್ತೋ, ವಿರಕ್ತಿ ಬಂದ ಮೇಲೆ ಸಾಧನೆ ಫಸ್ಟ್ ಸ್ಟೆಪ್ ವಿರಕ್ತಿ, ಊಟದ ಫಸ್ಟ್ ಸ್ಟೆಪ್ಪು ಹಸಿವು, ಆ ಕಡೆಯಿಂದ ಅಡಿಗೆ ತಯಾರಾಗಬೇಕು, ಈ ಕಡೆಯಿಂದ ಹಸಿವಾಗಬೇಕು. ದೊಡ್ಡ ಮಾತ್ರ ಊಟ ಮಾಡಿ ಕಷ್ಟ ಜನಗಳಿಗೆ ಅಡಿಗೆ ಆಗಿದ್ದು ಊಟ ಮಾಡೋ ಸ್ಥಿತಿ ಇರೋದಿಲ್ಲ, ಇನ್ನು ಅಂಜೇರಿ ಆಗಿರೋದಿಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಆ ದಾಸ್ತಿ ಆಗಲ್ಲ, ಬೇಕಾದ ಮಾಡಿರ್ತಾರೆ ಅಂದರೆ ದಾಸ್ತಿ ಅಷ್ಟು ಕಷ್ಟ ಆಗೋದಿಲ್ಲ, ದೊಡ್ಡ ಮಾಸದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಹಸಿಯಾಗಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತು ವಿರಕ್ತಿ ಇಲ್ಲ, ಏನು ಮಾಡ್ತೀರಂತೆ ವಿರಕ್ತಿ ಬರಬೇಕು ಅನ್ನೋದು ವೈರಾಗ್ಯ ಪಾದ ಅಂತ, ವೈರಾಗ್ಯ ಪಾದ ಭಾಳ ಇಂಪಾರ್ಟೆಂಟ್ ಅದು. ಜೀವ ಹೇಗೆ ಹೋಗ್ತಾನೆ, ಹೇಗೆ ಬೆಳೀತಾನೆ, ತಪ್ಪು ಮಾಡಿದ ವರ್ಗಕ್ಕೆ ಹೇಗೆ ಹೋಗ್ತಾನೆ, ಭಾರಿ ತಪ್ಪಾಡ ಅನ್ನಂತ ಬಸ್ಸಿಗೆ ಹೋಗ್ತಾನೆ, ಅವೆಲ್ಲ ಹೇಳ್ತಾ ಹೋಗ್ತಾರೆ. ನಮ್ಗೆ ಏನಾಗ್ತದಾಗ ಅಬ್ಬ ಹೆದರಿ ಶುರುವಾಗ ಭಯ ಶುರುವಾಗ ವಿರಕ್ತಿ ಬರ್ತದೆ. ವಿರಕ್ತಿ ಬರಬೇಕಾದ್ರೆ ಈ ಹೇಯಲ್ಲ ಬುದ್ಧಿ ಹೋಗ್ತದೆ, ಬಚ್ಚೆ ಬಚ್ಚೆ ಪರವಾಗಿಲ್ಲ, ಏನು ಭತ್ತ ತೆಗೆದು ವಾಂಚೆ ಹೊಡಿತಾ ಇದೆ, ತಿನ್ನಕ್ಕೆ ಎಂತ ಕೈ ಹಾಕಿಲ್ಲ, ತಿನ್ನಬೇಡ ಅಂತ ಹೇಳಿದ್ರು. ಹೋಗಯ್ಯ ನಾನು ತಿಂದೇ ತಿಂತೀನಿ ಅಂತ ಹೇಳಿದ. ದಯವಿಟ್ಟು ತಿನ್ನಬೇಡ ಅಂದ್ರು, ತಿಂದೇ ತಿಂತೀನಿ ಅಂತ ಕೈ ಹಾಕಿಲ್ಲ. ನೋಡು ಅಲ್ಲಿ ಸತ್ತು ಬಿದ್ದಿತ್ತು ಅದರೊಳಗೆ, ಕಷ್ಟ ಬಿಟ್ಟುಬಿಡ್ತಾರೆ. ದೋಷತ ಯಾವಾಗ ಹೇಗೆ ಬಿದ್ದಿ ಬಂತು ಬಿಟ್ಬಿಡುತ್ತೆ, ಅಲ್ಲಿವರೆಗೂ ಬಿಡಬೇಕು. ಅಲ್ಲಿ ಸಿಕ್ಕೋರಿಗೆ ಅಥವಾ ವ್ಯಂಜನ ಹಾಕಿದ್ರು ಅವ್ರಿಗೆ, ಇವತ್ತು ಯಾರು ಕೇಳೋದಿಲ್ಲ ಅದ್ರಲ್ಲಿ ಬಂದಿನೂ ತಿಂದುಬಿಡ್ತಾರೆ. ಈಗ ಹೋಟ್ಲಲ್ಲಿ ಆ ಕೋಟ್ ಜನರಲ್ಲಿ ತಿಂದು ಬರ್ತಾರೆ, ಕೋಟ್ ಜನರಲ್ಲಿ ಹೋಟೆಲ್ ಹಳೆಯದಾದಷ್ಟು ಹೆಚ್ಚು ಜಾಸ್ತಿ ಆಗಿರುತ್ತೆ, ಹೋಟೆಲ್ ರೆಪ್ಯುಟೇಷನ್ ಜಾಸ್ತಿ ಆದಷ್ಟು ಹೆಚ್ಚು ಜಾಸ್ತಿ ಅಂತ ತಿಂದ್ಬಿಡ್ತಾರೆ. ಆದ್ರೆ ಯಾವಾಗ ವಿಷ ಹಾಕಿದೆ ಕಷ್ಟ ಬಿಟ್ಬಿಡ್ತಾರೆ. ವಿಷ ಹಾಕಿದೆ ಅಂತ ಹೇಳಿ ಸ್ವಲ್ಪ ತಿಂದು ಪರವಾಗಿಲ್ಲ, ನನ್ನ ತಾಯಿಗೆ ನನ್ನ ಜೀವನದ ಆಸೆ ಇದೆ ಅಂತ ಹೇಳ್ತಾರೆ. ಜೀವನ ಆಸೆ ಇದೆ ನನಗೆ ನೋಡಿದ್ರೆ ನೋಡಕ್ಕೆ ಅಷ್ಟು ಚೆನ್ನಾಗಿದೆ, ವಿಷ ಹಾಕಿದ್ರೆ ಖಂಡಿತ ಹಾಕಿದ್ದಾರೆ ಅಷ್ಟೇನೆ. ಲೌಕಿಕ ಸುತ್ತ ಹಾಕಿ ನಾವು ಎಂಜಾಯ್ ಮಾಡಕ್ಕೆ ಹೋಗ್ತೀವಲ್ಲ, ಖುಷ ಅದರಲ್ಲಿ ವಿಷ ಇದೆ ಅಂತ ಇದು ಹೊಂದು ಬಿಡುತ್ತೆ. ಏ ಸಂಸ್ಪರಿಸಿದ ಆ ಭೋಗಾಹ ದುಃಖ ಯೋಗಯ ದೇವತೆ ಆದ್ಯಂತವಂತ ಸೌಂದೇಯ ನತೇಶ ರವತೆಯ ಗುಣ. ಒಬ್ಬನು ಹೇಳಿದ ಅಲ್ರಿ, ಯಾಕೆ ಮೋಕ್ಷಕ್ಕೆ ಕಷ್ಟಪಡಬೇಕು ನಾವು, ಸತ್ತು ಬೇಕಾದ್ರೆ ಬಿಡುಗಡೆ ಆಗೇ ಆಗ್ತದಲ್ಲ. ನಮ್ಮ ದೇಹ ಬಂಧನ ತಾನೆ ಹೇಳ್ತಿರೋದ್ರೆ ಈಗ ಸತ್ತು ದೇಹ ಹೋಗುತ್ತಲ್ಲ, ಮುಂದೆ ತರ ಬಂಧನ ಮೋಕ್ಷ ಸಿಗ್ತಲ್ಲ. ಅದಕ್ಕೆ ಭಾಳ ಇಂಪಾರ್ಟೆಂಟ್ ಅದಕ್ಕೆ ಹೇಳ್ತಾರೆ, ಇದು ಹೋಗಿದ್ದು ದೇಹನೇ ಹೊರತು ಬಂಧ ಅಲ್ಲ ಅಂತ ಹೇಳಿದ್ರು. ದೇಹನೇ ಹೊರತು ಬಂಧ ಅಲ್ಲ, ದೇಹ ಸುತ್ತಲ್ಲ ಅಂತ ಕೇಳಿದರೆ ಹೋಯಿತು. ಪಂಚಭೂತಗಳು ಪೂರ್ತಿ ಹೋಗಿಲ್ಲ, ಭಾಗಶಃ ಅನುಭವದಂತೆ ತಮ್ಮ ಪಾರ್ಶೇಲಿಗೆ ಭಾಳ ಇರ್ತದೆ, ಪಾರ್ಶೇಲಿ ಭಾಳ ಮಾಡ್ತದೆ. ದೇಹದಿಂದ ಈ ಕೋಟೆ ಗೊಜ್ಜೆ ಮಾಡ್ಕೊಂಡು ಹೋಗ್ತಾರೆ, ದೇಹದಿಂದ ಹೊರಕ್ಕೆ ಹೋಗ್ಬರ್ತಾರೆ, ನಾಕಿಲ್ಲ ಅವ್ರಿಗೆ ಬಿಟ್ಬಿಟ್ರೆ ತಿಳ್ಕೊಂಡ್ಬಿಡ್ತಾರೆ. ಅವನು ಕೈನ ಹಾಕಿದ್ದಾರೆ, ಈ ಮತ್ತೆ ಹಿಂದೆ ಒಬ್ಬರು ನಿಂತಿದ್ದಾರೆ, ಇಬ್ಬರು ನಡ್ಕೊಂಡು ಬರ್ತಿದ್ದಾರೆ, ನೋಡೋದು ಫ್ರೀ ಆಗಿಲ್ಲ ಅವನಿಗೆ. ದೇಹದಿಂದ ಹೊರಗೆ ಬಂದ ಬಟ್ ಬಿಟ್ಟಿಲ್ಲ, ಇನ್ನೊಂದು ಬಂದ ಅವ್ರಿಗೆ ಇದ್ದೇ ಇದೆ ಬೇಕಾದ್ರೆ ಅಲ್ಲಿ ಫ್ರೀ ಆಗಬೇಕು. ಅವನು ಅವ್ರ ಕೇಸ್ ಏನೇ ಇಲ್ಲ, ಇಂಪ್ರೂವ್ ಆಗಿದೆ ಅಂತಂದ್ರೆ ರಿಲೀಸ್ ಅಂದ್ರೆ ಅವಾಗ ಆಗ್ತಾನೆ ಹೊರತು. ಕೈಲಿ ಕೋಳ ಇದೆ ರಿಲೀಸ್ ಅಂತಾನೆ ಹೊರಟೋಯ್ತು, ಕೋಳ ಇಲ್ಲ ಅವನು ಹಿಡಿದೆ ಅಂತಾನೆ ಬಂಧನ. ಆದ್ದರಿಂದ ಸತ್ತು ಮಾತ್ರಕ್ಕೆ ಬಂಧನ ಹೋಗೋದಿಲ್ಲ, ನಮ್ಮ ಪಂಚಭೂತಗಳ ಬಂಧನ. ಇನ್ನೂ ತಮಾಷೆ ಅಂದರೆ ಪಂಚಭೂತಗಳ ಬಂಧನವೇ ಬಂಧನ ಅಲ್ಲ, ಹೆಚ್ಚು ಅಜ್ಞಾನ ಬಂಧನ ದೊಡ್ಡ ಬಂಧನ ಅಲ್ಲ, ಅಜ್ಞಾನ ಬಂಧನ. ಅದು ಜೊತೆಗೆ ಇವರು ಸೆಕೆಂಡರಿ ಇವೆಲ್ಲ ಕೂಡ ನಿಮ್ಮ ಪ್ರಕಾರ ಪಂಚಭೂತಗಳ ಬಂಧನವೇ ಬಂಧ ಅಂತ ಇಟ್ಕೊಂಡ್ರೂ ಕೂಡ ಅವು ಪೂರ್ತಿ ಹೋಗಿಲ್ಲ, ನಿಜವಾದ ಅಜ್ಞಾನ ಅಂತ ಇದ್ದೇ ಇದೆ ಅದರಿಂದ ಹೋಗಿಲ್ಲ. ಅಲ್ರಿ ಹೇಗೆ ಹಿಂಗಿಲ್ಲ, ಆಯ್ತು ಒಪ್ಪಿಟ್ಕೊಳ್ಳೋಣ, ನಮಗೆ ಜ್ಞಾನಗಿರು ಸಾಹಸ ಬೇಡ, ಕರ್ಮ ಮಾಡೋಣ, ಮೋಕ್ಷಕ್ಕೆ ಹೋಗ್ಬೋದಲ್ಲ, ಬೇಕಾಗುತ್ತೋ ಸರ್ಗಕ್ಕೆ ಹೋಗ್ಬೋದಲ್ಲ, ಇನ್ನೇನು ಕರ್ಮ ಮಾಡೋದ್ರಿಂದ ಅದಕ್ಕೆ ಹೇಳ್ತಾರೆ. ಅದು ಸಾಧ್ಯ ಇಲ್ಲ, ಸೀನೆಯ ಪುಣ್ಯ ನತ್ಯಲೋಕ ಅಂತ ಹೇಳಿ ಅದು ಅನಾಪ್ತ ವಿಶ್ವ ಹೇಳ್ತಾರೆ. ಭಾಸ್ತವ ಅನಾಪ್ತ ವಿಶ್ವ, ಎಲ್ಲಿವರೆಗೂ ಬ್ರಹ್ಮಜ್ಞಾನ ಬರೋದಿಲ್ಲ ಅಲ್ಲಿವರೆಗೂ ಬರೋ ಸುಖ ಎಂಥ ಸುಖ ಅಂದರೆ ಅಶಾಶ್ವತ ಸುಖ, ಅದು ನಷ್ಟರ ಸುಖ, ಅಪೂರ್ಣ ಸುಖ. ಅದಕ್ಕೆ ಅದು ಇಷ್ಟಪಡಕ್ಕೆ ಹೋಗಬಾರ್ದು. ಮೊದಲನೇದಾಗಿ ಬಂಧನ ತಪ್ಪಿಕೊಂಡಿಲ್ಲ, ಅದು ಸಾಧನೆ. ಎರಡನೇದಾಗಿ ಯಜ್ಞಯಾಗ ಮಾಡಿ ಅಶ್ವವೇಧಾದಿಗಳನ್ನು ಮಾಡಿ ಸರ್ಗಕ್ಕೆ ಹೋದರೂ ಕೂಡ ಮತ್ತೆ ವಾಪಸ್ ಬರಬೇಕು, ಅದು ಉದ್ಯೋಗ ಇಲ್ಲ. ಜೊತೆಗೆ ತಪ್ಪು ಮಾಡಿದ ನರಕಕ್ಕೆ ಹೋಗಬೇಕು, ಅದು ಹುಷಾರಂತ ನರಕಗಳಿವೆ. ಕೆಲವು ನರಕಗಳು ಎಷ್ಟು ಭಯಂಕರ ಅಂದರೆ ಅಲ್ಲಿ ಹೋದರೆ ಅಲ್ಲ, ಅಲ್ಲಿ ಕೇಳಿದರೆ ಇಳಿಸಿದ್ದೊಂದು ಮುಚ್ಚಿದ್ರೆ ಆಗ್ತಾನೆ, ಕೇಳಿದವನು ಮುಚ್ಚೆ ಬಂದ್ಬಿಡುತ್ತೆ. ಆದ್ದರಿಂದ ಹಿಡ್ಕೋಬೇಕು. ನಿಮಗೊಂದು ಮೊನ್ನೆ ಒಂದು ಜೀವಿಗಳಿಗೆಲ್ಲ ದುನ್ನ ಹಾಕಿದ್ದಾರೆ, ಚಿತ್ರನೆಟ್ಟಲ್ಲಿ ಚಿತ್ರ ಹಾಕಿದ್ದಾರೆ ನೋಡಬೇಕು. ಅದು ಪರ್ರಂತ ಮಾಡ್ತಾರೆ ನೋಡಿದ್ದೀರ, ಕೂಡದಂತೆ ಪರ್ರಂತ ಮಾಡ್ತಾರೆ, ಬರೀ ಚಿತ್ರ ಬಹಳ ಜೋರಾಗಿ ಹೋಗಿ ಇವೆಲ್ಲ ಮಾಡ್ತಾರೆ. ಅದರೊಳಗೆ ಅದೊಂದು ಪ್ರಾಣಿ ಅಲ್ಲ, ಆ ಪ್ರಾಣಿ ಹ್ಯಾಕ್ ಕೊಡ್ತಾರೆ ಅಂತ ತೋರಿಸ್ತಾರೆ. ಎರಡು ಮೂರು ನಿಮಿಷ ಇದೆ ಅಷ್ಟೇ, ಅದು ಎರಡು ಮೂರು ನಿಮಿಷ ನೋಡಿಬಿಟ್ರೆ ಹೋಟೆಲ್ ಊಟ ಅವ್ರು ಈ ರೀತಿ ಸರಾಗಿ ಊಟ ಸೇರೋದಿಲ್ಲ, ಅಷ್ಟು ಭಯಾನಕವಾದ ಶಿಕ್ಷೆ. ಅದು ಬದುಕಿರುತ್ತೆ, ಬದುಕಿರಬೇಕಾದ್ರೆ ಅದನ್ನು ಕಟ್ ಮಾಡ್ತಾರೆ, ತೆಗೆದಿರ್ತಾರೆ ಕಟ್ ಮಾಡ್ತಾರೆ ಮೈಯಿಂದ. ಎಲ್ಲ ತಿಂತ ಹಣ್ಣು ಎಷ್ಟು ಮಾಡ್ತೀವಲ್ಲ ಹೆಚ್ಚು ಬಿಡ್ತಾರೆ, ಅದು ಸಾಯ್ಬಾರದು. ಚರ್ಮ ಎಲ್ಲ ಸುರಿತಾರೆ, ಕಂಪ್ಲೀಟ್ ಚರ್ಮ ಸುರಿದು ಕೆಡ್ತಾರೆ. ಈಗ ಹಾಗೆ ಒತ್ತಾರ ಒತ್ತಾರ ಸಾಯ್ತಾ ಇದೆ. ಯಾಕೆ ಹಾಗೆ ಮಾಡ್ತಾರೆ ಅಂದರೆ ಸತ್ತ ಮೇಲೆ ತೆಗೆದ್ರೆ ಫೋಲ್ಡ್ ಆಗಿರುತ್ತೆ, ಸತ್ತ ಮೇಲೆ ತೆಗೆದ್ರೆ ಚರ್ಮ ಫೋಲ್ಡ್ ಆಗಿರುತ್ತೆ. ಅದು ಹಾಗೆ ಇರಬೇಕಾದ್ರೆ ಬರಿತಾಗಿ ಇರಬೇಕು, ಅದಕ್ಕೋಸ್ಕರ ಹಾಗೆ ಮಾಡ್ತಾರೆ. ನಾನು ಎಷ್ಟು ಒತ್ತ ಆಗ್ತಿರುತ್ತೆ ನೋಡಿಬಿಟ್ರೆ ನಿಮಗೆ ಭಯ ಅಂತ ನರಕ, ಅದಕ್ಕಿಂತ ನರಕ ಊಹೆ ಮಾಡೋಕ್ಕೆ ಸಾಧ್ಯ ಇದೆ. ಅದೆಲ್ಲ ವೈರಾಗ್ಯ ಬರೋಕ್ಕೆ ಕಾರಣ ಆಗುತ್ತೆ. ನೆನಪಿರ್ಬೇಕು ಇನ್ನೂ ಚಿಕ್ಕ ಬರಿ ಒಂದು ಪಾಪ, ಒಂದು ಬಿಡಿದು ಒಂದು ಸ್ವಲ್ಪ ಬೇರೆ ಕಲರ್ದು ಅದು ತೆಗಿತಾರೆ, ಅದು ಒತ್ತಾಗ್ತಿರುತ್ತೆ. ಅದು ಬರೀ ಮಾಂಸತೆಗಳ ಮುಂದೆ ಇದ್ದಾಗಿರುತ್ತೆ ಪಾಪ. ಚಿತ್ರವಿದೆ, ಚಿತ್ರ ಹಾಗೆ ಹೊರತಾಗುತ್ತೆ ಚರ್ಮ ತೆಗೆದ್ಬೇಕು. ಇದನ್ನೆಲ್ಲ ನೋಡಿದವರಿಗೆ ಎಷ್ಟು ಅಸಹ್ಯ ಆಗಿ ದುಃಖ ಆಗುತ್ತೆ ಹೇಳಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಸೂತ್ರಗಳಲ್ಲಿ ನಾವು ತಿಳ್ಕೋಬೇಕಾದಂತ ನಮ್ಮ ಮೋಕ್ಷಕ್ಕೆ ಹೋಗ್ತೇವೋ ಬಿಡ್ತೀವೋ, ನರಕಕ್ಕೆ ಹೋಗಬಾರ್ದು. ಬಟ್ ಆ ಭಾವನೆ ಬರಬೇಕು, ಅದಕ್ಕೆ ವೈರಾಗ್ಯ ಪಾದ ಅಂತ ಹೇಳಿ ವೈರಾಗ್ಯ ಪಾದ. ಇದು ಬಹಳ ಮುಖ್ಯ, ನರಕ ತಪ್ಪಿಸ್ಕೊಳ್ಬೇಕು, ಈ ಹುಟ್ಟು ತಪ್ಪಿಸ್ಕೊಳ್ಬೇಕು. ಹೋಗಪ್ಪ ನರಕಕ್ಕೆ ಹೋಗೋದೆ ಮತ್ತೆ ಹುಟ್ಟು ಬರೋದನ್ನು ತಿಳ್ಕೊಬೇಕು. ಕಪಿಲಿಗೀತೆ ಹೇಳ್ತಾರೆ ಎಷ್ಟು ಕಷ್ಟ ಗೊತ್ತಾ ಹುಟ್ಟು ಬರೋದು, ಆ ಸುಲಭ ಅಲ್ಲ. ಹುಟ್ಟೋದೇ ಬಿಡೋದು, ತಾಯಿ ಗರ್ಭಪ್ರವೇಶ ಮಾಡೋದಾಗೆ, ಅಲ್ಲಿ ಬೆಳೆಯೋದು ಹೇಗೆ, ಅಲ್ಲಿ ಎಷ್ಟು ಸಿಗುತ್ತೆ, ಹುಟ್ಟೋದು ಹೇಗೆ, ಎಷ್ಟು ಚಿಕ್ಕಬಹುದು, ಎಷ್ಟು ಹಿಂದೆ ಎಲ್ಲೆಲ್ಲಿ ಬೆಳೆಯಬೇಕು, ಎಷ್ಟು ಅಸ್ವಸ್ಥನಾಗಿರ್ತಾನೆ, ಮುಂದೆ ಹೇಗೆ ಸಾಯ್ತಾನೆ, ಅದೆಲ್ಲ ಕೇಳಿಬಿಟ್ರೆ ಹುಟ್ಟು ಸಾವುಗಳೇ ನರಕ ಇದ್ದಾಗ. ಇದು ಸ್ಪೆಷಲ್ ನರಕ ಬೇರೆ, ಅಂದಂತವಸ್ ಬೇರೆ ಇದೆ. ಅದೆಲ್ಲ ಬೇಡ ಅನಿಸ್ಬಿಟ್ಟ ವೈರಾಗ್ಯ ಪಾದ ಪಕ್ಷಪಾದ ಪೂರ್ತಿ ಅದನ್ನ ಹೇಳ್ಕೊಡ್ತಾರೆ. ವೈರಾಗ್ಯ ಪಾದದ ಒಟ್ಟು ಸಾರಾಂಶ ಅಂದ್ರೆ ಅದೇ ಆಚಾರ್ಯ ಅದೆಲ್ಲ ತಿಳಿಸಕ್ಕೋಸ್ಕರ ಶುಭೈರ ಕರ್ಮಣ ಸ್ವರ್ಗಂ ಹಿರೆಯಂತೆ ವಿಕರ್ಮಣ ನಿಖಾಚಾನೇನ ಜತಮೋ ಜ್ಞಾನೇನ ಇವ ಪರಂಪರಂ. ಅಣುಭಾಷ್ಯದಲ್ಲಿ ಶುಭೈರ ಕರ್ಮಣ ಸ್ವರ್ಗಂ, ಎಂಥ ಹೈ ಕ್ಲಾಸ್ ಕರ್ಮಬೇಕಾದ್ರೂ ಮಾಡಿ, ಇದು ಸ್ವರ್ಗಕ್ಕೆ ಹೋಗ್ತೀರಷ್ಟೇ, ಮುಟ್ಟಕ್ಕೆ ಹೋಗೋದಿ. ಇನ್ನು ನಿರಯಂತೆ ವಿಕರ್ಮಣ, ನಿಷಿದ್ಧ ಕರ್ಮ ಮಾಡಿದರೆ ನರಕಕ್ಕೆ ಹೋಗ್ತೇನೆ ಹೊರತು ಮೋಸಕ್ಕೆ ಹೋಗುವ ಸಂಭವ ಇಲ್ಲ. ಇನ್ನು ಮಿಥ್ಯಾಜ್ಞಾನ ಇದ್ದರೆ ಮಿಥ್ಯಾಜ್ಞಾನ ಅಂತ ತಮ ಅಂದಂತವಷ್ಟು ಹೋಗ್ತಾರೆ. ಬಟ್ ಮೋಸಕ್ಕೆ ಏನು ಮಾಡಬೇಕು ಅಂದರೆ ಜ್ಞಾನೇನ ಇರುವ ಪರಂಪರ, ಜ್ಞಾನದಿಂದನೇ ಮೋಕ್ಷ, ಬೇರೆ ಯಾವುದರಿಂದ ಮೋಕ್ಷ ಇಲ್ಲ. ಅದಕ್ಕೆ ಜ್ಞಾನಾರ್ಥವೇ ಮನೆಯಲ್ಲವು ಅದು ಉದಯ ವೈಶ ಆಚಾರ್ಯ ಯಾತಕ್ಕೆ ಬಂದರೂ ಮೋಕ್ಷದಾಯಕವಾದ ಜ್ಞಾನ ಕೊಡೋಕ್ಕೋಸ್ಕರ ಆಚಾರ್ಯ ಬಂದರು. ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯರು ಮೋಕ್ಷ ಕೊಡಿಸ್ತಕ್ಕಂಥ ಗುರುಗಳು, ಮೋಕ್ಷ ಕೊಡ ಜ್ಞಾನ ಹೇಳ್ತಕ್ಕಂಥ ಗುರುಗಳು, ಆ ಮೋಕ್ಷ ಕೊಡಿಸ್ತಕ್ಕಂಥ ಗ್ರಂಥ ಬರೀತಕ್ಕಂಥ ಗುರುಗಳು, ಮೋಕ್ಷ ಕೊಡಿಸ್ತಕ್ಕಂಥ ಗುರು ಪರಂಪರೆಯನ್ನು ಹಾಕಿಕೊಟ್ಟ ಗುರುಗಳು, ಎಷ್ಟು ಗುರುತ್ವ ಇದೆ ಮಧ್ವಾಚಾರ್ಯ ಲೆಕ್ಕನೇ ಇಲ್ಲ. ಅದು ಪರಿಪೂರ್ಣ ಗುರುತ್ವ ಅಂದರೆ ದೇವರಾದರೆ ವಾಯುದೇವರಿಗೆ ಅಂತ ಮಹಾನುಭಾವರು ಆಚಾರ್ಯರು. ಅದ್ರ ಬಗ್ಗೆ ಅನೇಕ ವಿಷಯಗಳನ್ನು ಹೇಳ್ತಕ್ಕಂಥ ಸೂಕ್ತ ವಿಷಯ ಹೇಳ್ತಾರೆ. ಹುಟ್ಟಿದ ಜೀವ ನರಕಕ್ಕೋ ಸರ್ಗಕ್ಕೋ ಹೋಗ್ತಾನೆ ತಿಳ್ಕೊಬೇಡ, ವಾಪಸ್ ಬರ್ತಾನಲ್ಲ, ಕಷ್ಟ ಬರೋದಿಲ್ಲ. ಮೊದಲೆಲ್ಲ ಮೂರು ರೋಜು ಸೇರ್ಕೊತಾನಂತೆ, ಎಷ್ಟೋ ದಿವಸ ಇರ್ತಾನೆ, ಅಂದರೆ ಮಳೆಯಾಗಿ ಕೆಳಗೆ ಬರುತ್ತಾನೆ, ಮಳೆ ಬರುತ್ತೆ, ಮಳೆ ಆದಮೇಲೆ ಧಾನ್ಯದಲ್ಲಿ ಸೇರ್ತಾನೆ, ಅದರಿಂದ ಧಾನ್ಯದೊಳಗಿಂದ ಅನ್ನವಾಗಿ ಬರ್ತಾನೆ, ಅನ್ನವಾದ್ಮೇಲೆ ತಿಂತಾನೆ, ತಿಂತಾನೆ ರೇತಸ್ ಆಗ್ತಾನೆ, ರೇತಸ್ಸಿನಲ್ಲಿ ಕೋಟಿ ಗಟ್ಟೆ ಕ್ರಮಗಳು ಇದರಲ್ಲಿರೋದು ಬೀಜಗಳು, ಅದರಲ್ಲಿ ಒಂದೇ ಯಾವಾಗ ಬರುತ್ತೆ, ಮತ್ತೆ ಮಿಸ್ ಆದರೆ ಮತ್ತೆ ರೌಂಡ್ ಹಾಕಿ ಬರೋದು ವಾಪಸ್ ಅವರು, ಒಂದ್ಸರಿ ದರ್ಶನ ಮಿಸ್ ಆಗಿಬಿಟ್ಟು ರೌಂಡ್ ಹಾಕ್ಬೇಕಲ್ಲ, ಮತ್ತೆ ಅಷ್ಟಕ್ಕೆ ವಾಪಸ್ ಬರಬೇಕು ಮತ್ತೆ ಅವರು. ಅರ್ಥ ಮಾಡ್ಕೊಬೋದು ಎಷ್ಟು ಗಾಬರಿಯಾಗಿರುತ್ತಾಗ. ಇದೆಲ್ಲ ಇಲ್ಲಿ ಕೂತಿದ್ದೀರೀಗ ಒಂದು ಬಡಿಸ್ತಾ ಇರ್ತಾರೆ, ರೂಮ ಲೋಟ ಮಾಡ್ತಿರ್ತಾನೆ, ಲೋಟ ತೊಗೊಂಬರಿ, ನೀನು ತೊಗೊಂಬಾರ್ದು, ನೀನು ತೊಗೊಂಬ ಅಂತ ಏನೇ ಹೋಗ್ಬಿಡುತ್ತೆ ಅಂತ ಭಯ, ಊರ ಲೇಟ್ ಆಗುತ್ತೆ ಅಂತ ಭಯ. ರೂಮ್ಗಳು ಲೋಟ ತರಬೇಕಾದ್ರೆ ಬದಿಕೆ ಆಗುತ್ತಲ್ಲ ನಿಮಗೆ, ಇದು ಮತ್ತೆ ಹುಟ್ಟಿಬರೋ ಸಾಮಾನ್ಯ ಯೋಚನೆ ಮಾಡಿದ್ದೀನಿ ಕೇಳ್ತಾರೆ. ಮತ್ತೆ ಹುಟ್ಟಿಬಂದು ಮತ್ತೆ ಸಾಧನೆ ಮಾಡೋ ಸಾಧ್ಯ ಇದೆಯಾ, ಅದೇ ಯೋಚನೆ ಮಾಡಕ್ಕೆ ಹೋಗಬೇಡಿ. ಅದಕ್ಕೆ ಈಗ ನರಜನ್ಮ ಬಂದಾಗ ನಾಡಿಗೆ ಇರುವಾಗ ಕೃಷ್ಣಾಯನವಾಗದೆ ಸದ್ಯ ನಾವು ಉದ್ಧಾರದ ಹಾಗೆ ಕಾಣುತ್ತೆ. ಆ ಭಾವನೆ ಬಂದರೆ ವೈರಾಗ್ಯಪಾದವುದು ಸಾಧ್ಯ. ವೈರಾಗ್ಯಪಾದದ ಮುಖ್ಯವಾದ ಅಭಿಪ್ರಾಯ ನಮಗೆ ಸಂಸಾರದಲ್ಲಿ ಲೌಕಿಕ ವಿಚಾರದ ಬಗ್ಗೆ ಸೇರಿಸಾದೃತಿಯನ್ನು ಹುಟ್ಟುತ್ತದೆ. ಅಲ್ಲಿ ಕೆಲವು ನೋಡಿ, ನಾವು ಎಂಥ ಯೋಚನೆ ಮಾಡ್ತೀವಿ ಕೊನೆಗೆ ಅಂತ ಕೇಳಿದರೆ ಪ್ರಶ್ನೆ ಕೇಳ್ತಾರೆ, ಒಂದು ಕಡೆಗೆ ನರಕಕ್ಕೆ ಆಗ್ತಾರೆ ಅಂತ ಹೇಳಿದ್ರಿ, ಸಮಸ್ಯೆ ಆಗ್ತಾರೆ ಅಂತ ಹೇಳಿದ್ರಿ, ಹೇಳಿ ಎಂಥ ನರಕದಲ್ಲಿ ಸ್ವಲ್ಪ ಸುಖ ಇರುತ್ತಲ್ಲ, ನೀವು ಮಂಡ ಜೀವ ಅಂತ ಕರೀತಾರೆ. ಏನೇ ಮಾಡಿದ್ರು ಕೂಡ ಸ್ವಲ್ಪ ಇರುತ್ತೆ ಬಿಡಿ, ಪರವಾಗಿಲ್ಲ ಅಂತ ಹೇಳ್ತೇವೆ. ಜೈಲಿಗೆ ಹಾಕಿದ್ರೆ ಮತ್ತೆ ಬಿಡ್ತಾರಲ್ಲ ಒಂದು ದಿವಸ, ಮತ್ತೆ ಹೆಚ್ಚೆ ಮಾಡಿದ್ರೆ ಆಯಿತು ಒಂದು ಆಸ. ಆ ಜೀವ ಶಿಕ್ಷೆ ಹಾಕಿದರೆ 14% ಕಂಡವರ್ಗೆ ಕಡಿಮೆ ಆಗುತ್ತಲ್ಲ, ಮತ್ತೆ ಬಿಡ್ತಾರಲ್ಲ, ಈ ಥರ ಯೋಚನೆ ಮಾಡ್ತಾರೆ ಬಿಡಿ. ಅದಕ್ಕೆ ಹೇಳ್ತಾರೆ, ನರಕದಲ್ಲೂ ಕೆಲವು ಕಡೆ ಸ್ವಲ್ಪ ಸುಖ ಇರುತ್ತದೆ, ಅದೇ ಹೊಸ ಸುಖ ಅಲ್ಲ, ಈ ಟ್ರಾನ್ಸಿಟ್ ಪೀರಿಯಡ್ ಅಂತಲ್ಲ ಆ ಥರ, ನಾವು ಶಿಫ್ಟ್ ಮಾಡ್ಬೇಕಾದ್ರೆ ಇಫ್ಟ್ ಮಾಡ್ಬೇಕಾದ್ರೆ ಆ ಥರ ಸುಖ ಇರುತ್ತೆ. ಆದರೆ ಅಂಧಂತ ವಸ್ತು ಅಂತಿದೆಯಲ್ಲ, ಅಲ್ಲಿ ಸುಖದ ಹೆಸರು ಕೂಡ ಇಲ್ಲ ಅಂತ ಹೇಳ್ತಾರೆ. ನಾ ತೃತಿಯೇ ತಥೋಪಲಭ್ಯ ಅಂಧಂತ ವಸ್ತು ನೋಡಿ, ತಪ್ಪು ಮಾಡಿದ್ರೆ ಮೂರು ರೀತಿ ಹೋಗ್ತಾರೆ. ಜ್ಞಾನ ಯಾರು ಹೊಂದಿಲ್ಲ ಅವನು ಮೂರು ರೀತಿ ಅರ್ಥ ಹೊಂದು, ತಿರ್ಯತ್ವ ನರಕಂ ತಮಃ, ಜ್ಞಾನದ ಹಾದಿ ಜ್ಞಾನಯೋಗ, ಮತ್ತು ಭಗವದ್ಗೀತೆ ಹೇಳಿದ ಕರ್ಮಯೋಗ. ಅದೆರಡರಲ್ಲಿ ಎರಡನ್ನೂ ಮಾಡದೇ ಇದ್ದ ವ್ಯಕ್ತಿ ಮೂರು ಅನರ್ಥ ಹೊಂದ್ತಾನೆ. ವಿದ್ಯಾಪಥ ಕರ್ಮಪಥ ದೋ ಪಂಥಾನು ಪ್ರಕೀರ್ತಿತರು, ಜ್ಞಾನಯೋಗ ಕರ್ಮಯೋಗ ಅಂತ ಎರಡು ದಾರಿ ಇದೆ. ತದ್ವರ್ಜಿತ ಅದು ಹಿಡಿದೇ ಇದ್ದವನು ಮೂರು ಕಡೆ ಹೋಗ್ತಾನೆ, ತಿರಿಯಕ್ವ ನರಕಂ ತಮ. ತಿರಿಯಕ್ಕಂದ್ರೆ ಪ್ರಾಣಿಗಳಾಗಿ ಹೋಗ್ತಾನೆ, ಈ ಹೇಳಿ ಅಂಥ ಪ್ರಾಣಿಗಳು ಎಂಥ ಶಿಕ್ಷೆ ಯೋಚನೆ ಮಾಡಿ ಅಂಥ ಪ್ರಾಣಿ ಆಗ್ತಾನೆ, ಈ ಪಶುಪಕ್ಷಿಗಳಾಗ್ತಾನೆ. ನರಕಂ ನರಕಕ್ಕೆ ಹೋಗ್ತಾನೆ ಅಥವಾ ತಮಸ್ಸಿಗೆ ಹೋಗ್ತಾನೆ. ಈ ಪ್ರಾಣಿಗಳಿಗೆ ಸ್ವಲ್ಪ ಸುಖ ಇರಬಹುದು, ತಿನ್ನಕ್ಕೆ ಆಹಾರ ಕೊಟ್ಟರೆ ನೀರು ಕೊಟ್ಟರೆ ಕುಡಿಯುತ್ತಲ್ಲ ಆ ಸುಖ ಇರಬಹುದು, ಈ ಜೈಲಲ್ಲೂ ಕೂಡ ಊಟ ಗೀಟ ಹಾಕ್ತಾರಲ್ಲ ಆ ಸುಖ ಇರಬಹುದು. ಆದರೆ ತಪಸ್ಸಿನಲ್ಲಿ ಇದೆಯಲ್ಲ ಸುಖದ ಹೆಸರಿಲ್ಲ, ತಪಸ್ಸಿನಲ್ಲಿ ಸುಖದ ಹೆಸರು ಕೂಡ ಇಲ್ಲ. ತಿರ್ಯಷ್ಟು ನರಕೇ ಸೇವ ಸುಖಲೇಖೋ ವಿಧೀಯತೆ ದಾಂಧೇ ತಮಸೆ ಭಗ್ನಾನ ಸುಖ ಲೇಖವು ಬೀರಿದೆ. ಅಂಧ ತಮಸ್ಸಿನಲ್ಲಿ ಹೋದವರಿಗೆ ಮಾತ್ರ ಸುಖದ ಲೇಖ ಕೂಡ ಇರೋದಿಲ್ಲ. ಅದಕ್ಕೆ ವಿದ್ಯಾಜ್ಞಾನ ಏನು ಮಾಡಿದ್ರೂ ಬರಬಾರದು. ಅದನ್ನು ಅರ್ಥ ಮಾಡಿಕೊಂಡು ವಾಯುಸ್ತುತಿಯಲ್ಲಿ ಮೂರು ಶ್ಲೋಕ ಇಟ್ಟಿದ್ದಾರೆ. ಶುಕ್ಷಾಮ ಅನ್ನೋದು ಅದು ಮುಂದೆ ಒಂದು ಉತ್ತಪ್ತಾತ್ಕಟಪಿಟ್ಟು ಒಂದು ಅಷ್ಟಿನ ಅಷ್ಟದ್ಗುರುವಣಂ ಒಂದು ಶುಕ್ಷಾಮ ಅನ್ನೋದು ಮೂರು ಶ್ಲೋಕದಲ್ಲಿ ಯಾಕೆ ಶಿಕ್ಷೆ ವಾಯುಸ್ತುತಿ ಹೇಳ್ತೇವೆ ಅಂದರೆ ವೈರಾಗ್ಯ ಬರಲಿ ಅಂತ ಹೇಳಿದ್ರು. ಅದೆಲ್ಲ ಕನಕದ ಸ್ಥಾನ ಅಂತ ಗಾಬರಿ ಆಗುತ್ತೆ ಬರ್ತೀನಿ. ಸುಖ ಕಾಮ ದುಷ್ಟ ರಕ್ಷೋರ ಸಕಲ ಕಣಕ್ಕೊಂಡ ಸೋಬಿ ನಾಗ್ತಾನ ಅಂದ್ರೆ ನಡಿಗೋಗ್ಬಿಟ್ಟ ಅಂತ ಶಿಷ್ಯರು ಆಗಬಾರದು ಅಂತಂದ್ರೆ ವೈರಾಗ್ಯ ಪಾದ. ವೈರಾಗ್ಯ ಪಾದಕ್ಕೆ ಏನಾಗ್ತದೆ ಆಮೇಲೆ ತಪ್ಪಿಸ್ಕೋಬೇಕು ಅನಿಸ್ತದೆ. ಆಗ ಜ್ಞಾನ ಮಾರ್ಗ ಬರ್ತಾನೆ, ಜ್ಞಾನ ಮಾರ್ಗಕ್ಕೆ ಬರ್ತಾನೆ. ಆಗ ಅಸ್ತಿನ್ ಜ್ಞಾನ ಮಾರ್ಗ ವರ್ಣನೆ ಮಾಡಬೇಕಾದ್ರೆ ಒಂದೇ ಚಂದ್ರೇಂದ್ರ ದಿವಳಿ ಪಡಿಬಳಿಯೋ ನಾಯಕಾಕ್ಯ ಹಾಕ್ಯ ಮಧ್ವಾಕ್ಯಂ ಮಂತ್ರಸಿದ್ಧಂ ತ್ರಿಪುಟಕೃತವತೋ ಭಾರತಸ್ಯ ಅವತಾರಂ ಪಾತಾರಂ ಪಾರಮೇಶ್ಯಂ ಪದಮಕಲ್ಪದ ಪ್ರಾಪ್ತು ರಾಬಂದ ಪುಂಸ. ಅದಕ್ಕೆ ಮೂರು ಶ್ಲೋಕ ಕೇಳಿದ್ರಲ್ಲ, ಸುತ್ತಪ್ತಾಕ್ಷಿ ಅಸ್ತಿನ ಸದ್ಗುರುಣ ಸುಕ್ಷಾಮ ಅದಾದಷ್ಟು ಮಾತಾಡದೆ ಮಾತಾಡಿಸಂದರು. ಅಯ್ಯೋ ಸಾವಿರ ಅವರು ಕಾಪಾಡಿದ್ದು ಹೋಗ್ತಾರೆ. ಯಾವಾಗ ವೈರಾಗ್ಯ ಬರುತ್ತೋ ಆಗ ಹೊಡಿತಿಲ್ಲ, ಹಸಿ ಬಂದಷ್ಟು ಅಳುತ್ತಾರಲ್ಲ ಹಾಗೆ, ಹಸಿ ಬಂದಷ್ಟು ಅಯ್ಯೋ ನಾನು ಅನ್ನಬೇಕು ಅಂತಂದ ಹಾಗೆ ಜಾಗಕ್ಕೋಸ್ಕರವಾಗಿ ಕಷ್ಟಪಡ್ತಾನೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ ಈ ಮೊದಲ ಪಾದಕ್ಕೆ ವೈರಾಗ್ಯ ಪಾದ ಅಂತ ಕರೆದು ಸಾಧನೆಯ ಮೊದಲ ಹಂತ. ಪದ್ಮಾಚಾರ್ಯಕ್ಕೆ ಏನಾಗ್ತಿದೆ ಅಂದರೆ ವೈರಾಗ್ಯ ಪಾದದ ಆಸಕ್ತಿ ಪಾದ ಇದು, ಬರೀ ಆಸಕ್ತಿ ಆಗಬೇಕು ಇರಬೇಕು ಅಲ್ಲೋಗಬೇಕು ಈ ತಮ್ಮ ದಿನೇ ದಿನ ಏನಾಗ್ತಿದೆ ಮನುಷ್ಯನಿಗೆ ಅಂದರೆ ಆಸಕ್ತಿ ಹುಚ್ಚಾಪಟ್ಟಿ ಜಾಸ್ತಿ ಆಯಿತು, ಲಗ್ಜರಿಗಳು ಜಾಸ್ತಿ ಆಯಿತು. ಈ ಟಿ ವಿಗಳು ಬಂತು, ರಾಜ್ಯಗಳು ಬಂತು, ನೋಡಬಾರ್ದು ನೋಡ್ತಾನೆ, ತಿನ್ನಬಾರ್ದು ತಿಂತಾನೆ, ಕೇಳಬಾರ್ದು ಕೇಳ್ತಾನೆ. ಸೊ ಕಲಿಗಳಲ್ಲಿ ಏನು ಕಾಣುತ್ತೆ ಅಂದರೆ ವೈರಾಗ್ಯ ಬರದಂತೆ ಮಾಡ್ತಾನೆ. ಐವತ್ತು ವರ್ಷಗಳ ಹಿಂದೆ ಸ್ವಲ್ಪ ಧರ್ಮಗಿರುವ ಯಾತಕ್ಕಿತ್ತು ಇವೆಲ್ಲ ಕಡಿಮೆ ಇತ್ತು, ಸ್ವಲ್ಪ ಮನುಷ್ಯನಿಗೆ ಆ ಕಡೆ ಸ್ವಲ್ಪ ಗಮನ ಹೋಗ್ತಿತ್ತು. ಜಾತ ಇಲ್ಲ, ಇದು ಕಂಟಿನ್ಯೂಸ್ ಮನುಷ್ಯನಿಗೆ ಫೀಡ್ ಮಾಡ್ತಾನೆ ಇರ್ತಾರೆ. ಆದ್ದರಿಂದ ಅವ್ರಿಗೆ ವೈರಾಗ್ಯ ಬರೋ ಚಾನ್ಸ್ ಕೂಡ ಇರಲ್ಲ. ನಾನು ಎಷ್ಟೇ ತಿಳ್ಕೊಂಡಿರ್ತೀನಿ. ಮತ್ತು ವೈರಾಗ್ಯ ಬಂದ ಮೇಲೆ ದೇವರಲ್ಲಿ ಏನು ಮಾಡಬೇಕಂದ್ರೆ ಭಕ್ತಿ ಪಾದ ಅಂತ ಹೇಳಿ, ಮೊದಲನೇ ಪಾದಕ್ಕೆ ವೈರಾಗ್ಯ ಪಾದ, ಎರಡನೇ ಪಾದಕ್ಕೆ ಭಕ್ತಿ ಪಾದ. ಭಕ್ತಿ ಅಂದರೆ ಏನು ಅಂತ ಮುಂದೆ ಬರುತ್ತೆ. ಭಕ್ತಿ ಅಂದರೆ ಏನು, ಭಕ್ತಿ ಏನು ಮಾಡಿದರೆ ಬರುತ್ತೆ, ಭಕ್ತಿ ಏನು ಮಾಡಿದ್ರೆ ಬರುತ್ತೆ ಬಹಳ ಮುಖ್ಯ. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಸರ್ಕಾರ ಭಕ್ತರು ತಿಳ್ಕೊಬಿಟ್ಟಿರ್ತೇವೆ, ಆಗಲೇ ಭಕ್ತರು ತಿಳ್ಕೊಂಬಿಟ್ಟಿರ್ತಾನೆ. ಭಕ್ತರು ಗುರುತೇನು ಬರ್ತಾನೆ ಅಂತ ಕಾರ, ಎಷ್ಟು ಕುಡಿತಾನ್ರಿ ಪಾಪ ಒಳ್ಳೆ ಭಕ್ತ ಅಂತ, ಕಣ್ಣಲ್ಲಿ ನೀರು ಬರುತ್ತೆ ಅದು ಭಕ್ತ ಅಂತ, ಜೋರ ಹಾಡಾಡ್ತಾನೆ ಭಕ್ತ ಅಂತ, ಓ ನಾರಾಯಣ ಕೃಷ್ಣ ಕೂಡ್ಬಿಡ್ತಾನೆ ಭಕ್ತ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಇದು ಯಾವುದು ಕೂಡ ಭಕ್ತಿಯ ಲಕ್ಷಣ ಅಲ್ಲ, ಇದು ಯಾವ ಭಕ್ತಿಯ ಲಕ್ಷಣ ಅಲ್ಲ. ಅದು ಭಕ್ತ ಕೂಗೋದು ಕಿತ್ಬೋದು ಅದು ಬೇರೆ ಮಾತು, ಬಟ್ ಕೂಗಿದ ಕಿತ್ತಿದ್ರೆ ಭಕ್ತನಲ್ಲ. ಕರ್ತಾ ಇದ್ದ ಈಗ ಭಕ್ತರಿಗೆ ಕೂಗಬೇಡಿ ಅಂತ ಹೇಳೋದಿಲ್ಲ, ಕುಡಿಬೇಡಿ ಅಂತ ಹೇಳೋದಿಲ್ಲ, ಆದರೆ ಕುಡಿದ ಮಾತ್ರಕ್ಕೆ ಭಕ್ತನಲ್ಲ. ಗೊತ್ತಾಯ್ತ, ಕೂಗಿದ ಮಾತ್ರಕ್ಕೆ ಭಕ್ತನಲ್ಲ. ಅದನ್ನು ವಿವೇಚನೆ ಮಾಡ್ತಾರೆ. ಭಕ್ತಿಗೆ ಏನು ಬೇಕು ಅಂದರೆ ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ, ಭಕ್ತಿ ರಸ್ತಿನ ಪಾದೇ ಮುಖ್ಯ. ಈ ಪಾದ ಪೂರ್ತಿ ಏನು ಹೇಳ್ತಾರೆ ಅಂದರೆ ಭಕ್ತಿಯ ಬಗ್ಗೆ ಹೇಳ್ತಾರೆ. ಈ ಭಕ್ತಿ ಪಾದ ಓದಿದ ಮೇಲೆ ನಿಜವಾದ ಟ್ರೂ ಭಕ್ತಿ ವಿವೇಚನೆ ಅಂತ ಗೊತ್ತಾಗ್ತದೆ. ನಿಜವಾದ ಭಕ್ತಿ ಅಂತ ಹೀಗಿರುತ್ತೆ, ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ. ಯಾವಾಗಲೂ ಭಕ್ತಿ ಬರಬೇಕಾದ್ರೆ ಮೊದಲನೇ ಒಂದು ಮಹಿಮೆ ಗೊತ್ತಾಗಿದೆ. ಯಾರು ವ್ಯವಸ್ಥಾರ ಮಾಡಿ ಅಂತಾರೆ, ಮಾಡೋದಿಲ್ಲ ಅಂತಾರೆ, ಪರವಾಗಿಲ್ಲ ಮಾಡಲಿ ಅಂತಾರೆ, ಮಾಡೋದಿಲ್ಲ ಅಂತಾನೆ. ಅವ್ರು ಯಾರು ಗೊತ್ತಾ ಅಂತಾರೆ, ಯಾರು ಅಂದರೆ ಹತ್ತು ಎಷ್ಟು ಹಾಕಿದೆಯಲ್ಲ ಆ ಚೆನ್ನೈ ಕಟ್ಟಿ ಚೇರ್ಮನ್ ಇವರಿ ಅಂತ ತಪ್ಪಬೇಕಾಗಿದೆ. ಮಹಾತ್ಮ ಜ್ಞಾನದಂಥದ್ದು ಓದಿನ ಮದ್ದೆ ಹೇಳಬಾರ್ದಾಗಿತ್ತ ಅಂತಾರೆ, ಮೊದಲೇ ಹೇಳಬಾರ್ದಾಗಿತ್ತ, ಬರೀ ನಮಸ್ಕಾರ ಒಂದ್ಕೊಂಡು ಕಂಡು ಅಷ್ಟು ಭಕ್ತಿ ಬರುತ್ತೆ. ಮಹಾತ್ಮ ಜ್ಞಾನ ಮುಖ್ಯ ಆಗಿದೆ. ದೇವರಲ್ಲಿ ಮಹಾತ್ಮ ಜ್ಞಾನ ಬಂದರೆ ಏನಾಗ್ತದಾಗ ಭಕ್ತಿ ಬರ್ತದೆ. ಅದಕ್ಕೆ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಭಕ್ತಿಗೆ ರಚಾಗಿ. ಅದು ಸುಗಮವಾದ ಸ್ನೇಹ ಬರಬೇಕಾದ್ರೆ ಮಹಾತ್ಮ ಜ್ಞಾನ ಬರಬೇಕು. ಮಹಾತ್ಮ ಜ್ಞಾನ ಬರಲೇ ಕೇಳ್ತಾರೆ, ಯಾಕೆ ಬರಬೇಕು ಅಂದರೆ ಓಂ ತಂದೆ ಸೃಷ್ಟಿರಾಹಿ ಓಂ, ಓಂ ತಂದೆ ಸೃಷ್ಟಿರಾಹಿ ಓಂ. ಈ ರೀತಿ ಅರ್ಥ ಆಗುತ್ತೆ. ಇನ್ಮೇಲೆ ಪ್ರತಿ ಶ್ಲೋಕ ನೋಡಿ, ಪ್ರತಿ ಸ್ತೋತ್ರ ಪ್ರತಿ ಲೈನ್ ನೋಡಿ. ಇಷ್ಟೊತ್ತು ಕೂಡ ಸಾಮಾನ್ಯ ಪರಿಚಯ ಬಗ್ಗೆ ಕೇಳಿರೋದ್ರಿಂದ ಇನ್ಮೇಲೆ ಪುಸ್ತಕ ಇರೋದ್ರಿಂದ ಪುಸ್ತಕಗಳು ನೋಡಿ. ಸರಿ, ಓಂ ತಂದೆ ಸೃಷ್ಟಿರಾಹಿ ಓಂ. ನಾ ಸ್ವಪ್ನೋಪಿ ಪ್ರತೀಯತೇ ಸಂಧ್ಯಂ ಅಂತ ಹೇಳಿ. ಸಂಧ್ಯ ಅಂದರೆ ಸ್ವಪ್ನ ಅಂತ. ಯಾಕೆ ಸಂಧ್ಯೆ ಅಂದರೆ ಈಗ ಜಾಗೃತ ಅವಸ್ಥೆ ಸುಸುಪ್ತಿ ಅವಸ್ಥೆ ಇದು ಬಿಟ್ಟುವೇನೆ ಇರೋದು ಯಾವುದು ಸ್ವಪ್ನ. ಅದಕ್ಕೆ ಸಂಧ್ಯ ಅಂತ ಬಿಡ್ಲ ಅಂತ ಮಧ್ಯೆ ಇರ್ತಕ್ಕಂಥ ಅವಸ್ಥೆ ಸ್ವಪ್ನ ಅವಸ್ಥೆ. ಸಂಧ್ಯೆ ಸೃಷ್ಟಿರಾಮ ಸ್ವಪ್ನದೊಳಗೆ ನಾವು ಏನು ಕಾಣ್ತೇವಲ್ಲ ಅದು ತೋರಿಸೋದು ಯಾರು ಗೊತ್ತಾ ಎಲ್ಲ ದೇವರು. ಸ್ವಪ್ನ ಕರ್ತೃತ್ವ ದೇವರ ಲಕ್ಷಣದಲ್ಲಿ ಯಾವ್ದು ಸೇರ್ಕೊಂಡಿದೆ ಅಂದರೆ ಸ್ವಪ್ನ ಕರ್ತೃತ್ವ ಸೇರ್ಕೊಂಡಿದೆ. ನಾವು ಸ್ವಪ್ನೋಪಿ ತಂದಿನ ಪ್ರತೀಯತೆ ಆದರೂ ಸತ್ಯಗಳು ಅಲ್ಲಿ ಸ್ವಪ್ನ ಕಾರಣ ದೇವರೇ ಆಗಬೇಕಿದ್ದಕ್ಕೆ ನಮಗೆ ನಾವು ಕಾಣ್ಬೋದಲ್ಲ ಅಂದರೆ ಹಾಗೆಲ್ಲ ಕಾರಣಕ್ಕೆ ಬರೋದಿಲ್ಲ. ದೇವರು ತೋರಿಸ್ಬೇಕಾದ್ರೆ ಸ್ವಪ್ನ ನೋಡಬೇಕೆ ಹೊರತು ನಮಗೆ ಸ್ವಪ್ನ ನೋಡೋ ಶಕ್ತಿ ಇಲ್ಲ. ನಮಗೆಲ್ಲ ಸ್ವಪ್ನ ನೋಡೋ ಶಕ್ತಿ ಇದೆ, ಏನು ಮಾಡ್ತಿದ್ದೆ ನಾವು ಒಳ್ಳೆ ಮಕ್ಕಳು ಬಿಡ್ತೀವಿ. ಆ ಕೆಟ್ಟ ಕೆಲಸ ಯಾರಿಗೂ ಬಿಡ್ತಿದ್ದೀರಾ ಫಸ್ಟ್ ಕ್ಲಾಸ್ ಕಂಪ್ಲೀಟ್ ಆಗಿ ಅದ್ವಾಚಾರ್ಯಕ್ಕೆ ಈ ಕಾಸ್ ಎದ್ದೋ ಬಿಡುತ್ತದೆ ಕ್ರಿಸ್ತಪ್ಪನ ತೀರ್ಕೊಂಡು ಎದ್ದು ಬಿಡ್ತಾನೆ ಎಷ್ಟೊತ್ತಾನ ಕೂತ್ಕೊಂಡು ಎದ್ದು ಬಿಡ್ತಾನೆ ಅವನು ನಡೆಸ್ತಿರ್ತಾರೆ ಎಷ್ಟೋ ತಿನ್ನೋದ್ರ ಶಿವನಿ ಜಾಗ ಇರ್ತದೆ ಅಂದ್ರೆ ಸ್ವಪ್ನ ನಮ್ಮ ಕೈಯಲ್ಲಿಲ್ಲ ಸ್ವಪ್ನೋತಿ ಸಂವಿನ ಪ್ರತೀಯತೆ ಸಂವಿನ ಸ್ವಪ್ನೋತಿ ನಮ್ಮ ಪ್ರತೀಯತೆ ನತತ್ರ ಅಂದ್ರೆ ಕಿನ್ನು ನತತ್ರ ರಥ ರಥ ಯೋಗ ರಥಾನೋಭವಂತಿ ಅಥ ರಥಾನ್ ರಥ ಯೋಗಾನ್ ಪಥಃ ಸೃಜತೆ ಇತ್ಯಾದಿ ದೇವರಿಂದ ಹೋದರೆ ಅನುಗ್ರಹ ಮಾಡದೆ ಹೋದರೆ ರಥ ಕಾಣೋದಿಲ್ಲ ರಥ ಕೂಡಕ್ಕಾಗೋದಿಲ್ಲ ದಾರಿ ಕಾಣೋದಿಲ್ಲ ದೇವರು ತೋರಿಸಿದರೆ ರಥ ಏನಾದರೂ ಸ್ವಪ್ನ ಕಾಣಬೇಕು ರಥದ ಕಾಲ ಅಲ್ಲ ಕಾರೋಗ್ಯವನ್ನು ಕಾಣಬೇಕು ಸ್ವಪ್ನದಲ್ಲಿ ಕಾರಣ ಕೃತ ಕಾಣಬೇಕು ನಿಜ ಕಾಣೋದೇ ಇಲ್ಲ ಕನಸದಾರ ಕಾರಣ ಕೊಡ್ಬೋದು ಅಂತ ಕೇಳಿದರೆ ಅದಕ್ಕೆ ದೇವರು ಏನು ಮಾಡಬೇಕು ಎಷ್ಟರದಲ್ಲಿ ಕಾಲ ತಗೊಳ್ಳೋ ದೇವರ ಹ್ಯಾಕ್ ತೆಗೆದುಕೊಳ್ಬೇಕು ಕನಸಂದು ದೇವರೇ ಕಾಲ ಕೊಡಬೇಕಾಗುತ್ತೆ ಬೇರೆಯವರಿಗೆ ಕೊಡೋಕ್ಕಾಗೋದಿಲ್ಲ ರಥ ಯೋಗ ಪಥಃ ಸಿದ್ಧತೆ ಇತ್ಯಾದಿ ಸ್ಥಿತಿಯಲ್ಲಿ ಓಂ ನಿರ್ಮಾತಾರಂತೆ ಪ್ರಾಲಯಕ್ಕ ಓಂ ಅದಕ್ಕೆ ಹೇಳ್ತಾರೆ ಅದಕ್ಕೇನು ಆಧಾರ ಅಂದರೆ ನೋಡಿ ವೇದವಾಕ್ಯ ಆಧಾರ ಉಂಟು ಜಯೇಶು ಹೃತ್ತೇಶು ಜಾಗೃತಿ ರಾಮ ರಾಮ ಪುರುಷೋ ನಿರ್ಮವಾಣಃ ದೇವರು ಎಂಥವನು ಅಂದರೆ ನಾವೆಲ್ಲ ಮಲಗಿರ್ತೇವೆ ಎದ್ದಿರೋ ದೇವರೊಬ್ಬರೇ ಸೇರಿದ್ದ ದೇವರು ಮಲಗಿಬಿಟ್ರೆ ಇವತ್ತು ಯಾರು ಹೇಳೋದಿಲ್ಲ ಬಸವರ ರಾಮ ದೇವರು ಎದ್ದಿರ್ತಾನೆ ಅವೆಲ್ಲ ಮಲಗಿರ್ತೇವೆ ಗೊತ್ತಾಯ್ತಾ ನಾವ್ಯಾರು ಕನಸು ಕನಸು ಇನ್ನೊಬ್ಬರು ಕನಸಲ್ಲಿ ನಾವು ಹೋಗೋ ಸಾಧ್ಯತೆ ಯಾಕಿಲ್ಲ ಅಂದರೆ ನಮಗೆ ಈ ಥರ ನಾವೇ ಹೋಗ್ತೇವೆ ಈಗಾಗಲೇ ಇವತ್ತು ನಾವು ಎಷ್ಟೋ ದಿನ ಏನಾಗುತ್ತೆ ಕನಸಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾರೆ ನಾವು ಬಂದಿಲ್ಲ ದೇವರು ತೋರಿಸಿದ್ದಾರಂತೆ ನಾವೇ ಬರೋದಾಗಿದ್ದರೆ ನಮಗೆ ಕನಸು ನಮಗೆ ಕನಸಿದ್ದಿರುತ್ತೆ ಬೇರೆ ಕನಸಿದ್ದಿರುತ್ತೆ ಅಲ್ಲ ಅಂದರೆ ನಮಗೂ ಅದು ಸಂಬಂಧ ಇಲ್ಲ ಕನಸನ್ನು ಸೃಷ್ಟಿ ಕನಸತ್ವ ಯಾರದು ದೇವರ ದೇವಿ ಸುಪ್ತೇಶು ಜಾಗೃತಿ ಎಲ್ಲರೂ ಮಲಗಿದ ಕಾಲಕ್ಕೆ ಕೂಡ ಎದ್ದಿರೋ ದೇವರೊಬ್ಬರೇ ಏತಸ್ಮಾತ್ ದೇವ ಪುತ್ರೋ ಜಾಯತೆ ಏತಸ್ಮಾತ್ ಭ್ರಾತ ಏತಸ್ಮಾತ್ ಭಾರ್ಯ ಯದೇನಂ ಪುರುಷಂ ಏಕಃ ಪತ್ನೇನ ಅಭಿಹಂತಿ ಗೌಪವರ ಶ್ರುತಿ ಯಾ ಗೌಪವರ ಶ್ರುತಿ ಹೇಳ್ತಾ ಇದೆ ಪರ ಸ್ವಪ್ನದಲ್ಲಿ ಸಂಬಂಧನ ಕಾಣೋದಕ್ಕೆ ಸ್ವಪ್ನದಲ್ಲಿ ಅನುಸಂಬಂಧನ ಕಾಣೋದಕ್ಕೆ ಸ್ವಪ್ನದಲ್ಲಿ ಹೆಂಡತಿಯನ್ನು ಕಾಣೋದಕ್ಕೂ ಕೂಡ ಯಾರು ಬೇಕು ದೇವರೇ ಬೇಕೇ ಹೊರತು ಸುಮ್ಮ ಸುಮ್ಮನೆ ಕನಸು ಬೇಕಾಗೋದಿಲ್ಲ ಇಷ್ಟಪಟ್ಟ ಕನಸು ಬಿಡೋದಿಲ್ಲ ತೋರಿಸಿದ ಕನಸು ಬಿಡೋದಿಲ್ಲ ದೇವರು ತೋರಿಸಿದ ಕನಸು ಸಿನಿಮಾ ನೋಡಬೇಕಾಗ ಇಷ್ಟಪಟ್ಟು ಕಾಣೋದಿಲ್ಲ ಅದು ತೋರಿಸಿದ ನೋಡ್ತಾನಷ್ಟೇ ಇಷ್ಟು ದಿನ ಟಿವಿಯಲ್ಲೂ ಕೂಡ ಅಷ್ಟೇ ಅದು ತೋರಿಸಿದ ನೋಡ್ತಾನೆ ಹೊರತು ಇಷ್ಟಪಟ್ಟಿದ್ದು ಕಾಣೋದಿಲ್ಲ ತೋರಿಸಿದ್ದು ಇಷ್ಟಪಟ್ಟರೆ ನಡೆಯಬಾರ ಆ ವಿಚಾರ ಬೇರೆ ಆದರೆ ಇಷ್ಟಪಡೋದು ನಾವು ತೋರಿಸೋದು ಅವರು ದೇವರು ಏನು ಮಾಡ್ತಾನೆ ತನಗಿಷ್ಟಪಟ್ಟು ತೋರಿಸ್ತಾರೆ ಹೊರತು ನಮಗೆ ಬೇಕಾದ್ರೂ ತೋರಿಸೋದಕ್ಕೆ ಸಾಧ್ಯ ಇಲ್ಲ ಏನ ಸಾಧನೆಯೇನ ಆ ಹೊಸ ಸೃಷ್ಟಿ ಶುರುವಾಗಿ ಈಗೇನೋ ಸೃಷ್ಟಿಗೆ ಒಂದು ಕೆಲವು ಕಾರಣ ಇದೆ ಒಂದು ಗಡಿಗೆ ಮಾಡ್ತಾ ಬಂದಿತ್ತು ಒಂದು ಫೋಟೋ ತೆಗ್ದಾ ಪೇಪರ್ ಇತ್ತು ಕ್ಯಾಮರಾ ಇತ್ತು ಎಲ್ಲ ಇತ್ತು ಈ ಸ್ವಪ್ನದಲ್ಲಿ ಏನೇನೋ ದೇವರು ತೋರಿಸ್ತಾರಲ್ಲ ಅದಕ್ಕೆ ಕಾಸು ಯಾವುದು ಯಾವುದು ಕಾಸು ಗಡಿಗೆಗೆ ಮಣ್ಣು ಹೇಗೋ ಸ್ವಪ್ನದಲ್ಲಿ ಗಡಿಗೆ ನೋಡಿದ್ರೆ ಅದಕ್ಕೆ ಯಾವ ಮಣ್ಣು ಹಾಕಿದ್ರೆ ಯಾವುದು ಅದಕ್ಕೆ ಮೆಟೀರಿಯಲ್ ಕಾಸುತ್ತೆ ಮೆಟೀರಿಯಲ್ ಕಾಸು ಯಾವುದು ಅದು ಉತ್ತರ ಕೊಡ್ತಾರೆ ಓ ಮಾಯಾ ಆರಾಮಂತೂ ಅನಭಿವ್ಯಕ್ತ ಸ್ವರೂಪ ಅವರೇ ಅಧ್ಯಕ್ಷತೆ ಅರ್ಥ ಮಾಡ್ತಾರೆ ಅದೆಲ್ಲ ಮಾಯಾ ಎಲ್ಲ ಸುಳ್ಳು ಅಂತೇಳಿ ಎಲ್ಲ ಸುಳ್ಳು ಅಷ್ಟೇ ಅಲ್ಲ ಮಾಯಾ ಅಂದ್ರೆ ಭಗವದ್ ಇಚ್ಛಾ ಅಂತ ಒಂದು ಅರ್ಥ ಮಾಯಾ ಅಂದ್ರೆ ವಾಸನಾ ಅಂತ ನಮ್ಮ ಕನಸು ಬಿಡಬೇಕಂದ್ರೆ ಕನಸು ತೋರಿಸು ದೇವರು ಆದರೆ ಯಾರು ಯಾವ ಕನಸು ತೋರಿಸೋದು ಪರಮಾತ್ಮ ಯಾಕೆ ತೀರ್ಮಾನ ಮಾಡ್ತಾನೆ ಅಂದ್ರೆ ಅನಾದಿಕಾಲದ ವಾಸನೆಗಳಿವೆ ವಾಸನೆಗಳೇನು ಇಂಪ್ರೆಷನ್ ಇಂಪ್ರೆಷನ್ಸ್ ಬೈಕ್ ನೋಡಿದ್ರೆ ಬಂದ್ಬಿಟ್ಕೊಂಡ ಬೈಕಿನ ಬಿಟ್ಟ ಕಂಡ ಕಾಣಿಸ್ತಾನೆ ಅದೇ ರೀತಿ ಬಳಿ ಬಳಿ ಇಂಪ್ರಿಂಟ್ ಆಗಿಬಿಡುತ್ತದೆ ಬಳಿ ಎಲ್ಲ ಬಿಟ್ಟುಬಿಡುತ್ತೆ ಅದು ವಾಸನ ವಾಸನ ಅದಕ್ಕೆ ತಂಪಾಗಿ ಪರಮಾತ್ಮ ಏನು ಮಾಡ್ತಾನೆ ಯಾವ ವಾಸನೆ ಮೆಚೂರ್ ಆಗಿರುತ್ತೋ ಅದನ್ನು ಅವ್ರು ಪಾರಂಭ ತೋರಿಸ್ತಾರೆ ದೇವರು ಗೊತ್ತಾಯ್ತಾ ಸೊ ಬೆಟ್ಟಿರಕ್ಕಾಗಿ ಯಾವ್ದಾಯ್ತು ಈಗ ಆ ವಾಸನ ಬೆಟ್ಟಿ ಇರುತ್ತೆ ಅದಕ್ಕೆ ಹೇಳ್ತಾರೆ ವಾಯಾ ಮಾತ್ರ ಅಂದರೆ ವಾಸನ ಮಾತ್ರ ಅಂತ ಕಾಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ ಇವತ್ತು ಫೋಟೋದಲ್ಲಿ ಕ್ಲಿಕ್ ಮಾಡಿರ್ತಾರೆ ನಮಗೆ ಈ ಹೋಗಿ ಫೋಟೋ ಬರ್ಕೊಂಡಿರ್ತಾರೆ ಆ ಇಂಪ್ರೆಷನ್ ಎಲ್ಲಿ ಉಳ್ಕೊಂಡಿದೆ ಹೊರಗೆ ಅದರಿಂದ ಏನು ಮಾಡ್ತಾನೆ ಡೆವಲಪ್ಮೆಂಟ್ ಕೊಡುತ್ತೆ ಗೊತ್ತಾಯ್ತಾ ಅದೇ ರೀತಿ ನಮ್ಮ ಇಂಪ್ರೆಷನ್ ಎಷ್ಟೋ ತಲೆ ಸೇರಿಬಿಟ್ಟಿದೆ ಈಗ ಹಳ್ಳಿ ಅದಕ್ಕೆ ಪ್ರಶ್ನೆ ಮಾಡ್ತಾರೆ ಏನೇನೋ ಬೇಡದ್ದು ಸ್ವಪ್ನ ಅಂತ ಕೇಳಿದರೆ ಈ ಜನ್ಮದಲ್ಲಿ ಒಂದು ನೋಡೇ ಇಲ್ಲ ನಾವು ಸ್ವಪ್ನದಲ್ಲಿ ವಿಚಿತ್ರ ಕಾಣ್ತಾರೆ ಮತ್ತು ವಾಸನೆ ಎಲ್ಲಿಂದ ಬಂತು ಅಂದರೆ ಅಂತ ಹೇಳ್ತಾರೆ ಜನ್ಮಾಂತರ ವಾಸನೆ ಇದೆ ಅಂತ ಹೇಳ್ತಾರೆ ಎಷ್ಟೋ ಜನ್ಮ ಆಗೋಗ್ಬಿಟ್ಟಿದೆ ದಂಪಾಗಿರುತ್ತೆ ಹಿಂದೆ ಬರ್ತಲ್ಲ ದೇಹ ಬಿಟ್ಟರು ಕೂಡ ಪೂರ್ತಿ ವಾಸನೆ ಬಿಟ್ಟಿರೋದಿಲ್ಲ ಅದು ಸೂಕ್ಷ್ಮ ರೂಪದಲ್ಲಿ ಬಂದಿರುತ್ತೆ ಅದೆಲ್ಲ ಏನಾಗುತ್ತೆ ಈಗ ದೇವರು ತೋರಿಸ್ತಾ ಹೋಗ್ತಾನೆ ಅದರಿಂದ ಜನ್ಮಾಂತರ ವಾಸನೆ ಆಗಬಹುದು ಇದೇ ಲೋಕದಲ್ಲಿ ವಾಸನೆಗಳಿಂದ ನೋಡಿದ್ದೆ ಆಗಬೇಕು ಗೊತ್ತಿಲ್ಲ ಕೇಳಿದ ವಾಸನೆ ಬೇಕಾದ್ರೆ ಆಯ್ತು ಚಿಕ್ಕ ಮಕ್ಕಳು ದೇವರ ಕನಕಲ್ಲಿ ನಡ್ಕೊಂಡ್ಬಿಡ್ತಾರೆ. ಕನಕ ದೇವ ಬಂದ ಆ ದೇವ ನೋಡಿ ನಾವು ಎಲ್ಲಿ ತಗೊಂತಂದ್ರೆ ಕೇಳಿ ದಿಂಬ ಹೆಣ್ಣಿನ ಕ್ರಿಯೇಟ್ ಆಯ್ತು ಗೊತ್ತಾಯ್ತಾ. ದೇವರು ಅದರಿಂದ ಸಂತೋಷಿಸ್ತಾರೆ. ಕೃತವಾಸನ ಬೇರೆ, ದುಷ್ಟವಾಸನ ಬೇರೆ. ಕೇಳಿದ ವಸ್ತು ಬಂದರೆ ಕೃತವಾಸನ, ನೋಡಿದ್ದು ಬಂದರೆ ದುಷ್ಟವಾಸನ. ಹರಡ್ ಇದು ಲಿದನ್, ಹರಡ್ ಅದು ಸೀನ್, ಹರಡ್ ಅಂದ್ರೆ ಕೇಳಿದ್ದು, ಸೀನ್ ಅಂದ್ರೆ ನೋಡಿ. ಈ ರೀತಿ ವಾಸನೆ ಬರುತ್ತೆ ಜೀವನ ಮನಸ್ಸಿನ ಜೀವನ ಮನಸ್ಸಿನ ಈ ಫ್ಲಾಪಿ ಒಳಗೆ ಹ್ಯಾಕ್ ಹಾಕ್ಬಿಟ್ಟಿರ್ತಾರೆ. ಈ ಫ್ಲಾಪಿ ಸಿಡಿ ಒಳಗೆ ಡಂಪ್ ಆದಾಗೆ ಡಂಪ್ ಆಗಿರ್ತದೆ. ಪರಮಾತ್ಮ ಏನ್ ಮಾಡ್ತಾನೆ, ಮೆಚೂರ್ ಆಗಿರ್ತಂತ ತೋರಿಸ್ತಾನೆ. ಕಾಶ್ಮೀರ ಅನಭಿವ್ಯಕ್ತ ಸ್ವರೂಪತ್ವ ಅನಾದಿ ಮನೋಗತಾನ್ ಸಂಸ್ಕಾರಾನ್ ಶಿಕ್ಷಾ ಮಾತ್ರೇನ ನಾಣ್ಯೇನ ವಾಹನೇನ ಸಮ್ಯಕ್ ಅನಭಿವ್ಯಕ್ತತ್ವ ಬ್ರಹ್ಮಾದೇಶ ಅನಾದಿ ಮನೋಗತ ಅನಾದಿಕಾಲದ ಮನಸ್ಸಿನಲ್ಲಿ ಅನಾದಿಕಾಲದಿಂದ ಮನಸ್ಸಿನಲ್ಲಿ ಸೇರಿರತಕ್ಕಂತಹ ಸಂಸ್ಕಾರ. ಸಂಸ್ಕಾರ ಅಂದ್ರೆ ವಾಸನೆ, ವಾಸನೆಗಳನ್ನು ವಾಸನೆಯಿಂದ ಈ ತರ ವಾಸನೆ ಎಲ್ಲ ಮತ್ತೆ ಸ್ಮೆಲ್ ಅಂತ ತಿಳ್ಕೋಬಾರ್ದೆ ಇಂಪ್ರೆಷನ್ ಅಂತ ಇಂಪ್ರೆಷನ್ಗಳನ್ನ ಶಿಕ್ಷಾ ಮಾತ್ರೇನ ಇದು ಪರಮಾತ್ಮ ಬಿಟ್ಟೋಗೋದು. ಪರಮಾತ್ಮ ತನ್ನ ಇಷ್ಟೇ ತಕ್ಕಂಥದ್ದನ್ನು ಸ್ಟೆಪ್ ಚೇಂಜ್ ಮಾಡ್ತಾರೆ. ಪ್ರದರ್ಶನೆಯಲ್ಲಿ ನಾ ಅನ್ಯೇನ ಸಾಧನೆ ದೇವರಿಗೆ ಯಾವ ಹೆಲ್ಪ್ ಬೇಕಾಗಿದೆ, ಈ ಏನು ಬೇಕು ಕ್ಯಾಮ್ರಾ ತೆಗೆದುಬಿಡ್ತಾರೆ ಡೆವಲಪ್ ಮಾಡಬೇಕಾದ್ರೆ ಬೇಕಾಗುತ್ತೆ ಎಲ್ಲ ಕೂಡ ದೇವರಿಗೆ ಯಾವುದು ಬೇಕಾಗಿಲ್ಲ. ಶಿಕ್ಷಾ ಮಾತ್ರೇನ ನಾನೇನ ಸಾಧನೆಯ ಸಮ್ಯಕ್ ಅನಭಿವ್ಯಕ್ತತ್ವ ಬ್ರಹ್ಮಾಂಡೇಶ ಕನಸು ಅದಕ್ಕೇನೆ ವೇಗ ಇರುತ್ತೆ. ಕಂಪೇರ್ ಸ್ಥಿತಿ ಇದಿರ್ತಾರೆ, ಪ್ರತ್ಯಕ್ಷ ಕಂಪೇರ್ ಮಾಡಿದ್ರೆ ಜಾಗೃತ ಅವಸ್ಥೆ ಕಂಪೇರ್ ಮಾಡಿದರೆ ಸ್ವಪ್ನ ಹೇಗಿರುತ್ತೆ? ಇದು ಕಂಪೇರ್ ಇದ್ರಲ್ಲಿ ವೇಗ ಇರುತ್ತೆ, ಯಾಕೆ ವಾಸನಮಯವಾದಂತೆ ವೇಗ ಇರುತ್ತೆ ಗೊತ್ತಾಯ್ತಾ. ಇದ್ರ ಕ್ಲಾರಿಟಿ ಅದಕ್ಕೆ ಕ್ಲಾರಿಟಿ ಇಷ್ಟಿರೋದಿಲ್ಲ. ಬ್ರಹ್ಮಾಂಡೇಶ ಮನೋಗತ ಸಂಸ್ಕಾರ ನಿಶ್ಚಯ ಪರಮೇಶ್ವರ ಪ್ರದರ್ಶಯತಿ ಜೀವಾಯ ಗೀಯತೆ ಯದನ್ಯಥಾತ್ವಂ ಜಾಗ್ರತ್ವಂ ಆಭಾಂತಿಹಿ ತತ್ರತತ್ಕೃತ ಅನಭಿವ್ಯಕ್ತ ರೂಪತ್ವ ಮಾನ್ಯತಾ ಘನಜಂ ಭವೇ ಇತಿ. ಮನೋಗತಾನ್ ತು ಸಂಸ್ಕಾರಾನ್ ಶೇಷ್ಠಯ ಪರಮೇಶ್ವರ ಪ್ರದರ್ಶಯ ಗೊತ್ತಾಯ್ತಾ. ಮನೋಗತವಾದ ಸಂಸ್ಕಾರಗಳನ್ನು ಪರಮೇಶ್ವರನಾದ ನಾರಾಯಣನು ಶೇಷ್ಠಯ ತನ್ನ ಇಚ್ಛೆಗೆ ಅನುಗುಣವಾಗಿ ಜೀವಾಯ ಪ್ರದರ್ಶಯ ದೇವರಿಗೆ ತೋರಿಸಿಕೊಡ್ತಾನೆ. ಸಹ ಸ್ವಪ್ನ ಹಾಕಿ ಜೀವೆ ಸ್ವಪ್ನ ಅಂದ್ರೆ ಅದೇ ದೇವರ ಡೆಫಿನೇಷನ್ ಆಫ್ ಸ್ವಪ್ನ. ಮನೋಗತವಾದ ಸಂಸ್ಕಾರಗಳನ್ನು ಪರಮಾತ್ಮ ತನ್ನ ಶೇಷ್ಠೆಯಿಂದ ದೇವರಿಗೆ ತೋರಿಸಿಕೊಡೋದೇ ಸ್ವಪ್ನ ಅಂತ ಹೆಸರು. ಯಥನ್ಯಥಾತ್ವಂ ಜಾಗ್ರತ್ವಂ ಲಾಭಾರ್ಥಿ ತತ್ರ ಕತ್ತೃತ ಅನಭಿವ್ಯಕ್ತ ರೂಪತ್ವ ಮಾನ್ಯತಾ ಧನಜಂ ಭವೇ ಇತಿ. ಯದನ್ಯಥಾತ್ವಂ ಜಾಗ್ರತ್ವಂ ಸಾಭಾಂತಿ ತತ್ರ ತತ್ರತ ಅಲ್ಲಿ ಸೂಕ್ಷ್ಮ ವಿಚಾರ ಇದೆ. ಅದ್ವೈತಗಳು ಸ್ವಪ್ನಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಸ್ವಪ್ನ ಹೇಗೆ ಸುಳ್ಳು ಹಾಗೆ ಜಗತ್ ಸುಳ್ಳು, ಸ್ವಪ್ನ ಹೇಗೆ ಸುಳ್ಳು ಅದು ಸ್ವಪ್ನ ಪ್ರಕಾರ ಅವ್ರ ಸ್ವಪ್ನ ಯಾಕತ್ತಿ ಏನು ಬಂದಾಗ ಅದೇನು ಅವ್ರಿಗೆ ಅದು ಫಾಲ್ಸ್ ಅಂತ ಅದಕ್ಕೆ ಹೇಳ್ತಾರೆ. ಸ್ವಪ್ನ ಫಾಲ್ಸ್ ಅಲ್ಲ, ಸ್ವಪ್ನ ಏನದು ಸತ್ಯ, ಸ್ವಪ್ನ ಸತ್ಯ. ಫಾಲ್ಸ್ ಯಾವುದು ಅಂದ್ರೆ ಎಂತಿರ್ಬೇಕು, ಫಾಲ್ಸ್ ಯಾವುದು ಅಂದ್ರೆ ಸ್ವಪ್ನ ಫಾಲ್ಸ್ ಅಲ್ಲ, ಸ್ವಪ್ನದಲ್ಲಿ ಆನೆ ಬಂತು, ಸ್ವಪ್ನದಲ್ಲಿ ಆನೆ ಬಂತು, ಆನೆ ಬಂದಿದ್ದು ಫಾಲ್ಸ್ ಅಲ್ಲ, ಬಟ್ ಹೊರಗಿನ ಆನೆ ಬಂತು ಅಂದ್ರೆ ಫಾಲ್ಸ್. ಅರ್ಥ ಆಯ್ತೀಗ ಮತ್ತೆ ಅವರ ಆನೆ ನೋಡಿದ್ದ ಮತ್ತೆ ಇಲ್ಲ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನದ ಆನೆ ನೋಡಿದ್ದ ಕನಸಲ್ಲಿ ಆನೆ ಬಂತು ನೋಡ್ಬೇಕಾದ್ರೆ ಏನ್ ತಿಳ್ಕೊಂಡ ಇವನು ಮಧ್ಯಾಹ್ನ ನೋಡಿದ ಆನೆನೇ ಬರ್ತಿದೆ ಅಂತ ಹೇಳಿ ಅದು ಫಾಲ್ಸ್ ಅಷ್ಟೆ. ಖಂಡಿತ ಯಾವಾಗಿದೆ ಆನೆ ಇಮೇಜ್ ಅದು ಕರೆಕ್ಟ್, ಆನೆ ಇಮೇಜ್ ಫಾಲ್ಸ್ ಅಲ್ಲ, ಆನೆ ಫಾಲ್ಸ್. ಒಂದು ಫೋಟೋ ತೋರಿಸ್ತಾರೆ ನಮ್ಮಪ್ಪ ಅಂತ ಹೇಳಿದ್ರೆ ಆ ಫೋಟೋ ಇವನು ಹಾಕೊಂಡಲ್ಲ, ಫೋಟೋ ಅಪ್ಪನ ಇಮೇಜ್ ಅಷ್ಟೇ ಅರ್ಥ ಆಯ್ತಾ. ಆತ ಅವರೇ ಹೇಳ್ತಾನೆ ಫೋಟೋ ಹೇಗೆ ಅಪ್ಪನಲ್ಲೋ ಹಾಗೆ ಎಲ್ಲರೂ ಜಗತ್ತುಳ್ಳು ತಪ್ಪೆ ಮಾಡ್ತಾರೆ ಅಂತ. ತಪ್ಪು ಫೋಟೋ ಅಪ್ಪನ ಫೋಟೋ ಅಂತ ಕರೆಕ್ಟೇ, ಬಟ್ ಫೋಟೋನೇ ಅಪ್ಪ ಅಲ್ಲ, ಸ್ವಪ್ನದಲ್ಲಿ ಆನೆ ಬಂದಿದ್ದು ಕರೆಕ್ಟೇ, ಹೊರಗಿನ ಆನೆ ಅದಲ್ಲ ಅಷ್ಟೇ. ಅದನ್ನು ಹೇಳ್ತಾರೆ ಯದನ್ಯ ತಾತ್ವ ಜಾಗ್ರತ್ವ ಸಾ ಭಾರತೀಯ ತತ್ರ ಸತ್ಕೃತ. ಸೊ ಸ್ವಪ್ನ ಟೋಟಲಿ ಭಾರತೀಯ ಅಲ್ಲ, ಪಾರ್ಶಿಯಲಿ ಭಾರತೀಯ ಅಂತ ಪಾರ್ಶಿಯಲಿ ಭಾರತೀಯ. ಅದಕ್ಕೆ ನಾವು ಹೇಳ್ಬೇಕಾದ್ರೆ ಹೇಳ್ತೀವಿ ಸಂಸ್ಕೃತಿ ಅಂತ ಏನಾಗಿತ್ತು ಅಂತ ಕನ್ಸಿನಲ್ಲಿ ಅಂತ ಹೇಳ್ತಾರೆ. ಸುಳ್ಳು ಅಂತ ಹೇಳೋದಿಲ್ಲ, ನೀನೇ ಬಂದಾಗಿತ್ತು ಇವರು ಬಂದೆ ಸುಳ್ಳು, ಬಟ್ ಇವರಂತ ವಸ್ತು ಅಂತ ಕರೆಕ್ಟ್. ಅನಭಿವ್ಯಕ್ತ ರೂಪತ್ವ ನಾಣ್ಯ ಸಾಧನೆಯನ್ನು ಭವಿಸಿ, ಆದ್ದರಿಂದ ಅಭಿವ್ಯಕ್ತ ರೂಪ ಆಗಿಲ್ಲ, ಆದ್ದರಿಂದ ಬೇರೆ ಸಾಧನೆಗಳು ಯಾವುದೂ ಇಲ್ಲ. ದೇವರ ಸಂಕಲ್ಪ ದೇವರ ಇಚ್ಛೆಯಿಂದನೇ ಕನಸು ಕಂಡಿದ್ದಾನೆ, ಜೀವನ ಸ್ವಾತಂತ್ರ್ಯ ಏನೂ ಇಲ್ಲ. ಟೋಟಲಿ ಜೀವ ಏನಾಗಿದ್ದಾನೆ ಪ್ಯಾಸಿವ್ ಅಂತ, ಜೀವ ಟೋಟಲಿ ಪ್ಯಾಸಿವ್, ಪರಮಾತ್ಮ ಅಷ್ಟೇ ತೋರಿಸ್ತಾನೆ ಎಂಬುದು ತನ್ನ ಕಂಠಿನ ಮಹತ್ವ. ಓಂ ಶೂಟಕಿ ಕೃಷ್ಣೇಶು ಸಪ್ರ ಸುಳ್ಳಲ್ಲ. ಇನ್ನೊಂದು ಕಾರಣ ಏನು ಅಂದ್ರೆ ಅದು ಸೂಚಕವಾಗಿರೋದು ಅಂತೆ. ಸಪ್ರ ಏನಾಗಿದೆ ಸೂಚಕ ಅಂದ್ರೆ ಏನು ಇಂಡಿಕೇಟರ್ ಫೋರ್ ಚೆಕ್ ಮಾಡುತ್ತೆ ಸಪ್ರ. ಸಪ್ರದಲ್ಲಿ ಏನೋ ಆಗಕ್ಕಾಗುತ್ತೆ ಆಮೇಲೆ ನೋಡಿದ್ರೆ ಹಾಗೆ ಆಗುತ್ತೆ ಸಪ್ರ. ಅರ್ಥ ಆಯ್ತಾ? ಎದುರಿಗೆ ಹಾಗೆ ಆಯಿತು ಸಪ್ರದಲ್ಲಿ ಕಂಡಿದ್ದ. ಸಪ್ರಗಳಿಗೆ ಏನು ಶಕ್ತಿ ಇದೆ? ಸೂಚನೆ ಮಾಡೋ ಶಕ್ತಿ ಇದೆ. ಸೂಚನೆ ಮಾಡುತ್ತೆ ಅಂದ್ರೆ ಏನಾದ್ರು ರಿಯಲ್ ಅಂತ. ಸಪ್ರಗಳು ರಿಯಲ್ಲು ಸಪ್ರ ಯಾಕೆ ಸುಳ್ಳು ನಡೆಸೋದೇ ಇಲ್ಲ. ಅರ್ಥ ಆಯ್ತಾ? ಇನ್ನೊಂದು ಕಾರಣ ಸಪ್ರದಲ್ಲಿ ಕಂಡ ವಸ್ತುಗಳ ಪ್ರಕಾರ ಅಥವಾ ಸಪ್ರದ ನೇಚರ್ ಪ್ರಕಾರ ಮುಂಚಾದದನ್ನು ಗೊತ್ತಾಗುತ್ತೆ. ಗೊತ್ತಾಯ್ತಾ? ಅದಕ್ಕೆ ಸೂಚಕತ್ವ ಸಪ್ರಗಳಿಗಿದೆ. ಅದಕ್ಕೂ ಅದು ಏನಲ್ಲ ಸುಳ್ಳಲ್ಲ. ಸೂಚಕತೆಗೆ ಸುತೆ ಆಚಕ್ಷತೆ ಸದ್ವಿಧ ಓಂ. ಆಕ್ಚುಲಿ ಈ ಸೈಕಾಲಜಿಯಲ್ಲಿ ಒಂದು ಥಿಯರಿ ಬಂದಿತ್ತು, ಸಪ್ರಗಳಿಗೆ ಯಾವ ಮೀನಿಂಗ್ ಇಲ್ಲ, ಯಾವ ಮೀನಿಂಗ್ ಲೆಸ್ ಅಂತ ಒಂದು ವಾದ ಇತ್ತು. ಇತ್ತೀಚೆಗೆ ರಿಪೀಟ್ ಮಾಡಿದ್ದಾರೆ ಮೀನಿಂಗ್ ಲೆಸ್ ಅಲ್ಲ ಅದು. ಸಪ್ರಗಳಿಗೆ ಒಂದು ಕೆಪಾಸಿಟಿ ಇದೆ, ಏನ್ ಮಾಡುತ್ತೆ ದೇ ಆರ್ ಇಂಡಿಕೇಟಿವ್ ಆಫ್ಟರ್ ಫ್ಯೂಚರ್ ಇವೆಂಟ್ಸ್ ಅಂತ. ಗೊತ್ತಾಯ್ತಾ? ಆ ಒಂದು ಥಿಯರಿ ಬಂದಿದ್ದಾರೆ ಸೈಕಾಲಜಿಯಲ್ಲಿ ಕೂಡ. ಅದು ಬದಲಾಯಿಸ್ಕೊಂಡಿಲ್ಲ. ಮೊದಲ ಪ್ರಕಾರ ಏನಿತ್ತು ಟೋಟಲಿ ಏನು ಮಾಡೋದಿಲ್ಲ ಅಂತ, ಈಗ ಅದು ಒಪ್ಕೊಂಡಿದ್ದಾರೆ ಈ ರೀತಿ ಆಗುತ್ತೆ. ಬಟ್ ಸೈಕಾಲಜಿ ಇವೆಲ್ಲ ಒಪ್ಕೊತಾರೆ. ಯಾವ ಟೋಟಲಿ ಅತಿ ಟೋಟಲಿ ಅನ್ಹರ್ಡನ್ನು ಸಪ್ರದಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಜನ್ಮಾಂತರ ಗೊತ್ತಿಲ್ಲ ಅವರಿಗೆ. ಸಮ ಅದು ಬರುತ್ತೆ ಅಂತ ಹೇಳಿ. ಮತ್ತು ಅವ್ರ ಪ್ರಕಾರ ಕೂಡ ಸಪ್ರ ಅಂದ್ರಿಯಲ್ಲ. ಗೊತ್ತಾಯ್ತಾ? ಸ್ವಪ್ನಗಳು ಇಂಡಿಕೇಟಿವ್ ಅಲ್ಲ ಅಂತಲ್ಲ. ಅದ್ವೈತ ಮತ ಸೈಕಾಲಜಿಗಳು ಒಪ್ಪೋದಿಲ್ಲ ಎಂದರು. ಅದ್ವೈತ ಮತ ಏನು ಸ್ವಪ್ನ ಸುಳ್ಳು ಅಂತ ಹೇಳುತ್ತೆ ಅದನ್ನ ಸೈಕಾಲಜಿ ಒಪ್ಪೋದಿಲ್ಲ, ಸೈನ್ಸ್ ಒಪ್ಪೋದಿಲ್ಲ. ಅವ್ರ ಭಾರತೀಯ ಸೂಚಕತ್ವರು ಒಪ್ಕೊಳ್ಳಬೇಕು. ಕೆಲವು ಸ್ವಪ್ನಗಳಿಗೆ ಸೂಚನೆ ಮಾಡೋ ಶಕ್ತಿ ಇದೆ. ಸಾಧನಂತರ ಭಾವೇದಿ ಭಾವಾಭಾವ ಸೂಚಕತ್ವೇನ ಪರಮಾತ್ಮ ಯಾವ ಸಾಧನೆಗಳನ್ನು ಇಟ್ಕೊಳ್ಳದೇನೆ ಭಾವ ಅಭಾವ ಸೂಚಕತ್ವೇನ. ಭಾವ ಅಂದ್ರೆ ಆಗೋದು, ಅಭಾವ ಅಂದ್ರೆ ಆಗದೇ ಇರೋದು. ಆ ಸೂಚನೆ ಮಾಡಬೇಕು. ಪರಮಾತ್ಮ ಏನ್ ಮಾಡ್ತಾನೆ? ಸ್ವಪ್ನಗಳನ್ನ ತೋರಿಸ್ತಾನೆ. ಅದು ಹೇಳ್ತಾರೆ ಪ್ರಶೋತ್ತಮಾಚಾರ್ಯರಿಗೆ. ಇವು ಸಾವು ಸ್ವಪ್ನ ಬಿಡುತ್ತಿರ್ತದೆ ಯುದ್ಧ ಶುರುವಾಗಿ ಕೊಡ್ತಿದ್ದೆ. ಏನಂತ? ಯಾರೋ ಒಬ್ಬರು ಮೈ ಮೇಲೆ ಕೂತಾಗೆ, ಗೊತ್ತಾಯ್ತಾ, ಬಂದಾಗ ಒಂದು ಕಾಲ ರಾತ್ರಿ ಬಂದಾಗೆ ಮೈ ಮೇಲೆ ಕೂತಾಗೆ ತನ್ನ ಗೋಡಿಸಿದಾಗೆ ಏನೋ ಬಿಡುತ್ತಿರ್ತದೆ. ಆಮೇಲೆ ಯಾವಾಗ ಆಯ್ತಾರೆ ಅವಾಗ ಅದೆಲ್ಲ ಗೊತ್ತಾಯ್ತು. ಭಾಗವತ ಪುರಾಣದಲ್ಲಿ ಬಂದದೆಲ್ಲ ಸ್ವಪ್ನದ ವಿಚಾರ, ಮಹಾಭಾರತದಲ್ಲಿ ಬರೋದೆಲ್ಲ ಎಸ್ಎಲ್ ನಡೆದಿದೆ. ದುಷ್ಟದ್ರು ಸ್ವಪ್ನ ಬಿಡ್ತಾರೆ. ವೈಶ್ವಸಾಚಾರ ಒಬ್ಬರು ಕೂತು ಕೊಂದಾಗ ಆಮೇಲೆ ಎಷ್ಟಿನ ಹಾಗಾಯ್ತು. ಯಾವ ರೀತಿ ಕಂಡ್ಕೊಂಡಿದ್ರು ಅದೇ ರೀತಿ ದುಷ್ಟದ ದುಷ್ಟದನ್ನೇ ಆಯ್ತು. ವೈಶ್ವಸಾಚಾರ್ಯ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ದೇರ್ಫೋರ್ ಸ್ವಪ್ನದಲ್ಲಿ ಕಂಡದ್ದು ಸತ್ಯ ಆಗೋದ್ರ ಬಗ್ಗೆ ಅನುಮಾನವೇ ಇಲ್ಲ ಅಂತ. ಯದಾ ಕರ್ಮಸು ಕಾಮ್ಯೇಶು ಪಶ್ಯತಿ ಸ್ವಪ್ನವೇ ಬರುತ್ತಾನೆ ಇತ್ಯಾದಿ ಶ್ರುತಿಯಲ್ಲಿ ಶ್ರುತಿಯಲ್ಲಿ ಬರುತ್ತೆ. ಉದಾಹರಣೆ ಉಪಯೋಗಿಸ್ತೇನೆ ನಮ್ಮ ಮಾತು. ಉದಾಹರಣೆಗೆ ಯಾವ ಹೋಮಾರೋಹಣ ಮಾಡ್ತಾನೆ ತಿಳ್ಕೊಂಡು ಏನೋ ಫಲ ಇರಬೇಕು ಅಂತ ಮಾಡಿಸ್ತ ಹೋಮ ಎಲ್ಲ ಮುಗಿದು ರಾತ್ರಿ ಕನಸು ಬೇಕು. ಕನಸಲ್ಲಿ ಮುತ್ತೈದೆ ಸ್ತ್ರೀ ಕಡಿಮೆ ಏನರ್ಥ ಅದಕ್ಕೆ ಮಾತು ಸರಿ ಕನಸಾಗುತ್ತೆ ಅಂತ ಅರ್ಥ. ಅದು ಉಪಯೋಗ ಹೇಳುತ್ತೆ ಮಾತನ್ನು. ಯದಾ ಕರ್ಮಸು ಕಾಮ್ಯೇಶು ಸ್ತ್ರೀಯನ್ನು ಸ್ವಪ್ನೆ ಹಿಡಿತೈತೆ. ಕಾಮ್ಯ ಕರ್ಮವನ್ನು ಮಾಡಿದಾಗ ಸ್ವಪ್ನದಲ್ಲೇನಾದರೂ ಮುತ್ತೈದ ಸ್ತ್ರೀಯನ್ನು ಕಂಡ್ರೆ ಸಮೃದ್ಧಿ ತತ್ರ ಜಾನೀಯ ತಸ್ಸಿನ ಸ್ವಪ್ನ ಹೇಳ್ತೇನೆ. ಆ ಕೆಲಸ ಆಗುತ್ತೆ ಅಂತ ತಿಳ್ಕೊಂಡ್ಬಿಡಿ. ಸೂಚನೆ ಬೇರೆ ಬೇರೆ ಏನು ಬಲವಂತ ಕೊಡಬೇಕಾಗಿಲ್ಲ, ಅಷ್ಟಕ್ಕೆ ಗ್ಯಾರಂಟಿ. ಕೆಲವು ಕಂಡ್ರೆ ಆಗೋದಿಲ್ಲ ಅಂತ ಗ್ಯಾರಂಟಿ. ಅದೇನಾಯ್ತು ಇದರಿಂದ ಸ್ವಪ್ನಗಳು ಏನು ಶಕ್ತಿ ಇದೆ ಅಂತ ಆಯಿತು. ಸೂಚಕತ್ವ ಇದೆ ಅಂತಾರೆ. ಈ ಶಬ್ದ ದರ್ಶನಾತ್ಯ ಬೇಡ ಹಾಗೆಡ್ತಾ ಇದೆ. ನಮ್ಮ ಅನುಭವಕ್ಕೂ ಹಾಗೆ ಬಂದಿದೆ ಅಂತ. ಪ್ರತಿಯೊಬ್ಬ ಅನುಭವಕ್ಕೆ ಏನು ಬಂದಿರುತ್ತೆ? ಸ್ವಪ್ನವಾದ ಸ್ವಪ್ನ ನಡೆದಿದ್ದು ಕೆಲಸ ಆಗಿದ್ದು ಅನುಭವ ಬಂದಿರುತ್ತೆ ಅವರಿಗೆ. ಯದ್ವಾ ಬ್ರಾಹ್ಮಣೋ ಭೂಯ ಭೂತಿ ಸ್ವಪ್ನ ಸಪ್ತಸ್ಥಂ ಅಥವಾ ರಾಜ ಭವಿಷ್ಯತಿ ಚಾಚಕ್ಷತೆ ಚ ಸಪ್ರವಿನೋ ವ್ಯಾಪಾರಯ. ಯದ್ವಾ ಬ್ರಾಹ್ಮಣೋ ಭೂಯ ಕನಸೆಯವರಿಗೆ ಯಾರಾದ್ರೂ ಬ್ರಾಹ್ಮಣರು ಬಂದು ಹೀಗಾಗುತ್ತೆ ಅಂದರೆ ಹಾಗಾಗೆ ಆಗುತ್ತೆ. ಬ್ರೂಯ ದೇವತಾ ವೃಷಭೋಗುವ ಅಥವಾ ದೇವತೆಗಳು ಬಂದು ಹೇಳಿದ್ರು ಕೂಡ ಕೆಲಸ ಆಗುತ್ತೆ. ವೃಷಭ ಎತ್ತುಗಳನ್ನು ಮಾತಾಡಿದ್ರೆ ಕೆಲಸ ಆಗುತ್ತೆ. ಸ್ವಪ್ನಸ್ಥ ಅಥವಾ ರಾಜ ತತ್ತೈವ ಹೋಗುತ್ತೆ ಅಥವಾ ರಾಜ ದರ್ಶನ ಕೊಟ್ಟಾಗುತ್ತೆ ಅಂದ್ರೂ ಆಗುತ್ತೆ. ಇದು ಹಾಗೆ ಆಗುತ್ತೆ, ಹೇಗೆ ಹೇಳ್ತಾರೆ ಹಾಗೆ ಆಗುತ್ತೆ. ಕೆಲವರು ನೋಡಿದ್ರೆ ಆಗಬೇಕಾದ್ರೆ ಸ್ವಲ್ಪ ಚೇಂಜ್ ತಿರ್ಬೋದು. ಹೇಳಿದಾಗ ಮತ್ತೆ ಹಾಗೆ ಆಗುತ್ತೆ ಅಂತ ಕಷ್ಟ ಆಯ್ತು. ಈಗ ಈ ಸೂಚನೆ ಸೂಚನೆ ಒಂದು ಹನುಮಾನ್ ಸಂಜೆ ಕೊಟ್ಟು ಮಾತಾಡಿಲ್ಲ, ಬರೀ ಒಂದು ಮಂತ್ರ ಹಿಂದೆ ಕೊಟ್ಟರು ತಿಳ್ಕೊಂಡು ಕೆಲಸ ಆಗುತ್ತೆ ಅಂತ. ಹೇಗಾಗುತ್ತೆ ಅಲ್ಲ, ಬಟ್ ಮಾತಿನಲ್ಲಿ ಹೇಳಿಬಿಟ್ಟು ಹಾಗೆ ಆಗುತ್ತೆ. ಅದು ಅದು ಉದಿರುತ್ತ ನಡೆಯೋ ರೀತಿ ಕೂಡ ಹಾಗೆ ಫಲನು ಹಾಗೆ ಆಗುತ್ತೆ, ಆ ಮೋಡ ಕೂಡ ಹಾಗೆ ಇರುತ್ತೆ. ಯದ್ವಾಪಿ ಬ್ರಾಹ್ಮಣ ಭೂಯ ದೇವತಾಶ ಭೂತಿವ ಸ್ವಪ್ರಸ್ಥ ಮತವ ರಾಜ ತತ್ತಥೈವ ಭವಿಷ್ಯತಿ ಇತ್ಯಾದಿ ಜಾತಕ್ಷತೆ ಸಾಧ್ಯ ಸ್ವಪ್ನವಿದೋ ವ್ಯಾಸಾದಯ. ಈ ರೀತಿ ಯಾರು ಹೇಳ್ತಾರೆ ಅಂದ್ರೆ ಸ್ವಪ್ನವನ್ನು ತಿಳಿದವರು ಹೇಳ್ತಾರೆ. ಅವ್ರು ಯಾರು ಅಂದ್ರೆ ವ್ಯಾಸಾದಯ, ಎಲ್ರಿಗೂ ಸ್ವಪ್ನ ಅರ್ಥ ಆಗೋದಿಲ್ಲ. ಸ್ವಪ್ನ ಅರ್ಥ ಮಾಡೋದಕ್ಕೆ ಏನಿರಬೇಕು? ಡಯಾಗ್ನೋಸ್ ಮಾಡೋದಕ್ಕೆ ಡಾಕ್ಟರ್ ಹೇಗಾಗಬೇಕು, ಸ್ವಪ್ನ ಹೇಳ್ಬೇಕಾದ್ರೆ ಹೇಗಾಗಿರ್ಬೇಕು, ಎಕ್ಸ್ಪರ್ಟ್ ಆಗಿರ್ಬೇಕು ಅಂತ ಕೆಲವು ಉಚ್ಚಾರಣೆ ಹೇಳ್ಬೇಕಾರೆ, ಏನು ಅಪಾರ್ಥವಾಗಿ ಹೇಳ್ಬೇಕಾರೆ ಕೆಲವೆಲ್ಲ ಕೂಡ ಆ ನಿಜವಾಗ್ಬೇಕು. ಸ್ವಪ್ನ ತಿಳ್ಕೊಂಡು ಸರಿಯಾಗಿ ಹೇಳ್ತಾರೆ. ಯಾರು ತಮಾಟೆ ಹೇಳ್ತಿರ್ತಾರೆ, ಯಾರು ಒಬ್ಬರು ಸೇವೆ ಮಾಡ್ತಿದ್ದಾರೆ ತೆಗೆದ್ರು ಪಾಪ, ಸ್ವಪ್ನದಲ್ಲಿ ಬಂದು ತುಳಸಿ ಕೊಟ್ಟಾಗಾಯ್ತು, ತುಳಸಿ ಅಂಗಾರ ಕೊಟ್ಟಾಗಾಯ್ತು ಅವರಿಗೆ, ಯಾರ್ದು ಹೇಳಿದ್ರು ಹಾಗಿದ್ದರೆ ಅಂಗಾರ ಹೆಚ್ಚೋತಿ ಅಂತ ಹೇಳ್ಬಿಟ್ಟು ಗೊತ್ತಲ್ಲ ಹಾಗೆ ಹೇಳ್ಬಿಟ್ಟು ಇನ್ನೊಬ್ಬರು ಬಂದು ಕೇಳಿದ್ರೆ ಹೇಳಿದ್ರು ಹಾಗಲ್ಲ. ಒಳ್ಳೆ ಯೋಗ್ಯ ಮಗ ಹೋಗ್ತಾನೆ, ಅಂಗಾರ ಹಚ್ಚಿಕೊಂಡು ಮಗ ಹೋಗ್ತಾನೆ, ತುಳಸಿ ತೀರ್ಥ ಮಾಡ ಹೋಗ್ಬಿಡ್ತಾರೆ. ಅವ್ರಿಗೆ ಅರ್ಥ ಆಗಿ ಅರ್ಥ ಆಗಿ ಲೆಕ್ಕ ಹಾಕಿದ್ರು, ಇವ್ರ ಪ್ರಕಾರ ಗಯ ಗಂಡ, ಅವ್ರ ಪ್ರಕಾರ ನೋಡಿದ್ರೆ ಒಳ್ಳೆಯ ಪಾಲ. ಮುಂದೆ ಹಾಗೆ ಆಯ್ತು, ಅದು ಸ್ವಪ್ನವನ್ನು ಯಾವಾಗ ಏನು ಮಾಡಬೇಕು, ಬರೀ ಹಾರ್ಟ್ ಪೇಟಿಗೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಹಾಗೆ ಆಗುತ್ತೆ, ಬರೀ ಕೆಮ್ಮಿಗೆ ಅಷ್ಟೇ ಕ್ಯಾನ್ಸರ್ ಅಂತ ಹೇಳಿದರೆ ಬೇರೆಯವ್ರಿಗೆ ಕಂಡ್ರೆ ಬರುತ್ತಲ್ಲ, ಅರ್ಥ ಮಾಡ್ಕೋಬೇಕು. ವೈದ್ಯರಿಗೆ ಮಾತ್ರ ರೋಗ ಲಕ್ಷಣ ಗೊತ್ತಾಗಕ್ಕೆ, ಸ್ವಪ್ನ ಲಕ್ಷಣಗಳು ಯಾರಿಗೆ ಗೊತ್ತಾಗುತ್ತೆ, ಸ್ವಪ್ನ ತಿಳಿದವರಿಗೆ. ಅವ್ರು ಯಾರು ವ್ಯಾಸಾದಯ ಅಂತ ಹೇಳಿರ್ತಾರೆ, ಕಣ್ಕಂಡ್ರೆ ಸ್ವಪ್ನ ಅರ್ಥ ಆಗೋದಿಲ್ಲ. ವ್ಯಾಸಾದಯ ಅದಿನ್ನೊಂದು ಅರ್ಥ, ಅದಕ್ಕೆ ವ್ಯಾಸ ಆಗಿ ಏಕಾಂತೆ ವೇದವ್ಯಾಸ ಶಾಸ್ತ್ರ ಓದಿದವರಿಗೆ ಅರ್ಥ ಆಗುತ್ತೆ ಹೊರತು ಉಳಿದವರೆಲ್ಲ ಅರ್ಥ ಆಗೋದಿಲ್ಲ. ಇನ್ನೊಂದು ಅರ್ಥ ಅದಕ್ಕೆ ಇತ್ತು ಇತ್ತು ಸಂಧ್ಯಾಧಿಕರಣ ಮೂರು ಗಂಟೆ ಬರ್ತಿ ಶುರು ಅದೇ ಊಟ ಸ್ವಲ್ಪ ಬೆಸ್ಟು ಏಳು ಗಂಟೆ ಕರೆಯಬೇಕು. ತಾವು ತೀರ್ಥ ಕೊಡ್ತಾ ಇದ್ದಾರೆ ಅಲ್ಲ ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೀಡಿದ ಎಲ್ಲ ಓಟ ಮಹಾಮರೇನ ಜಯತಾಂ ಸಮಾನ.